యోంతః ప్రవిశ్య మమ వాచమిమాం ప్రసుప్తాం సంజీవయత్యఖిల శక్తిధరస్వధామ్నా అన్యాంశ్చ హస్తచరణశ్రవణత్వాదీన్ ప్రాణాన్ నమో భగవతే పురుషాయ తుభ్యం. జయత్యజో ఖండగుణోరుమండల సదోదితో జ్ఞానమరీచిమాళీ స్వభక్తహర్దోచ్చతమో నిహంత వ్యాసావతారో హరిరాత్మభాస్కర. జయత్యజో అక్షీణ సుఖాత్మబింబ స్వైశ్వర్యకాంతి ప్రతత సదోదిత స్వభక్త సంతాపదురిష్టహంత రామావతారో హరిరీశచంద్రమాః. జయత్య సంఖ్యోరుపణాంబుపూరో గుణోచ్చ రత్నాకర ఆత్మవైభవ సదా సదాత్మజ్ఞనదీభిరాప్యః కృష్ణావతారో హరిరేక సాగర. యస్మాద్ బ్రహ్మేంద్ర రుద్రాదిదేవతానాం శ్రియోపి చ జ్ఞానస్ఫూర్తి సదా తస్మై హరయే గురవే నమః. వ్యాసాయ భవ శ్రీశాయ గుణరాశయే హృద్యాయ శుద్ధ విద్యాయ మధ్వాయ చ నమో నమః. నమస్తే ప్రాణేశ ప్రణత విభవాయావని మగాః. నమస్వామిన్ రామ ప్రియతమ హనుమన్ గురుగుణ. నమస్తుభ్యం భీమ ప్రబలతమ కృష్ణేష్ట భగవన్. నమ శ్రీమన్మధ్వ ప్రదిశసూర్షం నో జయ జయ. భవతి యదనుభావాదేదమూకోపి వగ్మి జడమతిరపి జంతుర్జాయతే ప్రజ్ఞమౌలిః. సకలవచనచేతో దేవతా భారతీ సా మమ వచసి నిహత్తాం సన్నిధిం మానసే చ. సోమేశ్వరాయ శితభూతి వికస్వరాయ ప్రేమ ప్రవృద్ధ గిరిజా హృది భాస్వరాయ తుంగోల్ల సత్తవన పావిత పుంశపల్లి మాంగల్య హేతు చరితాయ నమశివాయ. ఉమేషాద్యాసురావోహం వీడే చేతోభిమానినః యూయం సర్వే ప్రపురుత మనోమే మధ్వభావకం. శ్రీమధ్వ కల్పవృక్షస్తు జయార్యః సామథుక్స్మృతః చింతామణిస్తో వ్యాసార్యః మునిత్రయమురాహృతం. వాదిరాజగురూన్ వందే రఘోత్తమగురూన్ తథా రాఘవేంద్రాన్ తథా సర్వాన్ సద్గురూన్ ప్రణతోస్మ్యహం. పృథ్వీమండలమధ్యస్థాః పూర్ణబోధమతానుగాః విష్ణవా విష్ణుహృదయాః తాన్ నమస్సే గురూన్ మమ. శ్రీ గురుభ్యో నమః. హరిః ఓం. ಪರಮ ಪೂಜ್ಯರಾದಂತಹ ಶ್ರೀಪಾದಂಗಳವರ ಶರಣ ಸನ್ನಿಧಾನದಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಇಷ್ಟು ದಿವಸಗಳ ಕಾಲ ನಡೆದಂತಹ ಸರ್ವ ಮೂಲ ಗ್ರಂಥಗಳ ಪಾಠದ ಪ್ರವಚನದ ಮಂಗಳವನ್ನು ಯಥಾಮತಿ ಯಥಾವಕಾಶ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಸರ್ವ ಮೂಲ ಗ್ರಂಥಗಳು ಅಂದರೆ ವಿಶ್ವದ ದೊಡ್ಡ ಆಶ್ಚರ್ಯ. ಶ್ರೀಮದ್ ಆಚಾರ್ಯರ ಗ್ರಂಥಗಳ ಅನಂತರದ ಅತಿ ವಿಶಿಷ್ಟವಾದ ಸ್ಥಾನ ಅಂದರೆ ಸರ್ವಮೂಲ ಗ್ರಂಥಗಳು. ಸರ್ವೋತ್ತಮರ ಗ್ರಂಥಗಳಾದರೆ ಮೂಲ ಗ್ರಂಥಗಳು, ಸರ್ವಮೂಲ ಗ್ರಂಥಗಳಾದರೆ ವೇದವ್ಯಾಸ ದೇವರ ಸರ್ವಮೂಲ ಗ್ರಂಥಗಳು ಅಂದರೆ ಮೂಲ ಗ್ರಂಥಗಳು. ಅನಂತರದ ಸರ್ವಮೂಲ ಗ್ರಂಥಗಳು ಶ್ರೀಮದ್ ಆಚಾರ್ಯರದು, ಜೀವೋತ್ತಮರದು. ಈಗ ಸರ್ವೋತ್ತಮ ಮತ್ತು ಜೀವೋತ್ತಮ ಇಬ್ಬರ ಗ್ರಂಥಗಳನ್ನು ಕೂಡ ಕೇಳ್ತಕ್ಕಂಥ ಭಾಗ್ಯ ಕೇವಲ ಮಾತ್ರಗಳಿಗೆ ಹೊರತು ಜಗತ್ತಲ್ಲಿ ಬೇರೆ ಯಾರಿಗೂ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಅಹೋ ಭಾಗ್ಯಂ ಅಹೋ ಭಾಗ್ಯಂ ಮಧ್ವ ಮಾರ್ಗಾನೋ ಬರ್ತೀವಿ ನಾವು. ಎಂಥ ಭಾಗ್ಯಶಾಲಿಗಳು ನಾವು. ಶ್ರೀಮದ್ ಆಚಾರ್ಯರು ಅಂಥ ಸರ್ವಮೂಲ ಗ್ರಂಥಗಳನ್ನು ಕೊಡ್ಲಿಕ್ಕೋಸ್ಕರವೇ ಅವತಾರ ಮಾಡಿ ಬಂದಿತ್ತು. ಅವರ ಮುಖ್ಯವಾದ ಉದ್ದೇಶ ಅದು ಒಂದೇನೆ, ಆನಂದಯೇ ಸುಮುಖ ಭೂಷಿತ ಭೂಮಿ ಭಾಗ ರೂಪಾಂತರೇಣ ಮವ ಸದ್ಗುಣ ನಿರ್ಣಯೇನ ಅಂತ ಭಗವಂತ ಆದೇಶ ಮಾಡಿದಾಗ ಶ್ರೀಮದ್ ಆಚಾರ್ಯ ಅವತಾರವನ್ನು ಮಾಡಿದ್ದಾರೆ. ಅತ್ಯದ್ಭುತವಾದ ತಮ್ಮ ಅವತಾರದ ಕ್ರಮ, ಬಾಲಲೀಲೆಗಳು, ಅದ್ಭುತವಾದ ಸಂಚಾರ, ಜಗತ್ತೇ ಕಂಡರಿಯದಂಥ ವಿದ್ವತ್ತಿನ ಒಂದು ಆಕಾರ ಶ್ರೀಮದ್ ಆಚಾರ್ಯ. ಎರಡು ಬಾರಿ ಬದರಿಯಾತ್ರೆ ಎಲ್ಲ ಒಂದು ಕಡೆಗೆ, ಆದರೆ ಸರ್ವಮೂಲ ಗ್ರಂಥಗಳ ರಚನೆಯ ಒಂದು ಕಡೆ. ಅವರ ಮಾತು ಮಾತು ಸರ್ವಮೂಲ ಗ್ರಂಥಗಳೇನೆ. ಶ್ರೀಮದ್ ಆಚಾರ್ಯರ ಸರ್ವಮೂಲ ಗ್ರಂಥಗಳನ್ನು ನಾವು ಓದೋದಂದ್ರೆ ಸಾಮಾನ್ಯವಾದ ಕಾರ್ಯ ಅಲ್ಲ. ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಬ್ರಹ್ಮದೇವರಿಗೆ ಭಗವಂತ ಆದೇಶ ಕೊಟ್ಟಂತೆ ಪ್ರಾರಂಭದಲ್ಲಿ ತಪ ತಪ ಅಂತ ಹೇಳಿದರು. ತಪ ತಪ ಅಷ್ಟೇ ಹೇಳಬಾರದೆ ಅದನ್ನು ಒಗಟಾಗಿ ಹೇಳಿದರು. ಸ್ಪರ್ಶೇಷು ಯಶೋಡಶ ಮೇಕವಿಂಶಂ ನಿಷ್ಕಿಂಚನಾನಾಂ ನೃಪಯರ್ಧನ ವಿದುಃ. ಸ್ಪರ್ಶಾಕ್ಷರಗಳಲ್ಲಿ ಕ ಇಂತ ಮಂತಾಹ ಕಕಾರದಿಂದ ಮಕಾರದಲ್ಲಿರ್ತಕ್ಕಂಥ ಅಕ್ಷರಗಳು ಸ್ಪರ್ಶಾಕ್ಷರಗಳು, ಅದರಲ್ಲಿ 16 ಮತ್ತು 21 ಅದನ್ನು ಮಾಡಿ ಅಂತ ಹೇಳಿದರು. ತಪ ಅಂತ ಅದಕ್ಕೆ ಅರ್ಥ 16 ತ 21 ಪ ಅದೆಲ್ಲರಿಗೂ ಗೊತ್ತಿರೋದೆ. ಆದರೆ ಆಶ್ಚರ್ಯ ಅಂದರೆ ತಪ ಅಂತ ಹೇಳಿದ್ರಲ್ಲ ಅದರಲ್ಲಿ ಯಾವುದು ತಪಸ್ಸು ಅಂತ ಹೇಳಿಬಿಟ್ಟಿದ್ದಾರೆ. ಯಾವುದು ತಪಸ್ಸು? ಇದು 16 21 16 21 ಸೇರಿಸಿದರೆ 37 ಆಗತ್ತೆ. ಅದೇ ಸರ್ವಮೂಲ ಗ್ರಂಥಗಳು, ಅದೇ ತಪಸ್ಸು. ದದ್ಧಿ ತಪಃ ದದ್ಧಿ ತಪಃ, ಸರ್ವಮೂಲ ಗ್ರಂಥಗಳ ಅಧ್ಯಯನಕ್ಕಿಂತ ಮಿಗಿಲಾದ ತಪಸ್ಸು ಜೀವನದಲ್ಲಿ ಯಾವುದೂ ಇಲ್ಲ. ಯಾರೂ ಬರೆದ ಗ್ರಂಥಗಳಲ್ಲ, ಮೋಕ್ಷ ಕೊಡಿಸ್ತಕ್ಕಂಥವ್ರು ಬರೆದ ಗ್ರಂಥಗಳು. ಮೋಕ್ಷ ಕೊಡುವ ಭಗವಂತನ ಮಹಿಮೆ, ಮೋಕ್ಷ ಕೊಡಿಸ್ತಕ್ಕಂಥ ಗುರುಗಳ ಕೃತಿಗಳು ಅಂದರೆ ನಿಜವಾಗಲೂ ಮೋಕ್ಷದ ಮಹಾದ್ವಾರಗಳು ಅಂದರೆ ಎರಡು. ಅದನ್ನೆರಡೂ ಕೂಡ ನಾವು ಯೋಚನೆ ಮಾಡಿದರೆ ಶ್ರೀಮದಾಚಾರ್ಯ ಎಷ್ಟು ನ್ಯಾಯ ಸಲ್ಲಿಸಿದ್ದಾರೆ. ಸರ್ವ ಮೂಲ ಗ್ರಂಥಗಳಿಗೂ ನ್ಯಾಯ ಸಲ್ಲಿಸಿದ್ರಿಂದ ಸರ್ವ ಮೂಲ ಗ್ರಂಥಗಳು ಅಂತ ಅದಕ್ಕೆ ಹೆಸರು. ಸರ್ವ ಮೂಲ ಗ್ರಂಥಗಳು, ಋಕ್ಪ್ರಸ್ಥಾನ, ಸೂತ್ರಪ್ರಸ್ಥಾನ, ಗೀತಾಪ್ರಸ್ಥಾನ, ಅನಂತರ ಉಪನಿಷತ್ ಪ್ರಸ್ಥಾನ, ಮತ್ತೆ ಇತಿಹಾಸ ಪುರಾಣ ಪ್ರಸ್ಥಾನ, ಹೀಗೆಲ್ಲ ಪ್ರಸ್ಥಾನಗಳಿಗೂ ಕೂಡ ವ್ಯಾಖ್ಯಾನ ಬರೆದ, ಭಾಷ್ಯ ಬರೆದ ಏಕಮಾತ್ರ ಆಚಾರ್ಯ ಶ್ರೀಮನ್ ಮಧ್ವಾಚಾರ್ಯ. ನೆನಪಿರುವ ಬೇರೆ ಯಾವ ಮತಾಚಾರ್ಯರು ಕೂಡ ಎಲ್ಲದಕ್ಕೂ ಬರೀಲಿಲ್ಲ. ಕೆಲವರು ಬರೆದಿದ್ದು ಬರೀ ಪ್ರಸ್ಥಾನ ತ್ರಯಕ್ಕೆ ಮಾತ್ರ, ಮಾಯಾವಾದದ ಭಾಷ್ಯ 3. ವಿಶಿಷ್ಟಾದ್ವೈತದ ಭಾಷ್ಯ 2. ಅವರು ಉಪನಿಷತ್ತುಗಳಿಗೆ ಬರೀಲಿಲ್ಲ, ಗೀತಾ ಬ್ರಹ್ಮಸೂತ್ರಗಳಿಗೆ ಮಾತ್ರ. ಇನ್ನು ಎಷ್ಟೋ ಜನ ಅವನು ಒಪ್ಪಲೇ ಇಲ್ಲ, ಬರೆಯೋದು ಬಿಟ್ಟು ಬರೆಯಿಲ್ಲ, ಒಪ್ಪಲೇ ಇಲ್ಲ ಕೆಲವರೆಲ್ಲ ಕೂಡ. ಆದರೆ 3 ಪ್ರಸ್ಥಾನಗಳಿಗೆ ಬರೆದಿದ್ದು ಒಂದಾದರೆ ವೈದಿಕರು ಅಂತ ಹೆಸರು ಬೇರೆ ಆಚಾರ್ಯರಿಗೆ, ವೇದಗಳಿಗೆ ಭಾಷ್ಯ ಬರಲಿಲ್ಲ. ಆಚಾರ್ಯ ಹೆಸರು ವೈದಿಕರು, ವೇದಗಳಿಗೆ ಭಾಷ್ಯ ಬರೆದೇ ಹೋದರು. ಅದನ್ನು ಮೊಟ್ಟ ಮೊದಲ ಬಾರಿಗೆ ಮಾಡಿ ಋಗ್ಭಾಷ್ಯವನ್ನು ಕೊಟ್ಟಂತಹ ಮಹಾಗುರುಗಳು ಅಂದರೆ ಶ್ರೀಮನ್ ಮಧ್ವಾಚಾರ್ಯರು ನೆನಪಿರಬೇಕು. ಋಗ್ವೇದಕ್ಕೆ ಪ್ರಪ್ರಥಮ ಬಾರಿಗೆ ಭಾಷ್ಯ ಬರೆದಂತಹ ಮತಾಚಾರ್ಯ ಶ್ರೀಮದ್ ಆಚಾರ್ಯರು. ಅದೆಲ್ಲ ಶಾಸ್ತ್ರವೇ ಅಲ್ಲ ಅಂತ ಭಾವಿಸಿದ ಜನ ಇದ್ರು, ಅದು ಕೇವಲ ಕರ್ಮಕಾಂಡ ಅಂತ ಭ್ರಮೆಯ ಜನ ಇದ್ರು. ಅದು ಶ್ರೇಷ್ಠವಾದದ್ದು. ವೇದೇಶ್ಚ ಸರ್ವೈರ ಹಮೇವ ವೇದ್ಯ, ಹೆಸರು ಭಗವದ್ಗೀತೆ ಓದ್ತಾರೆ, ವೇದೇಶ್ಚ ಸರ್ವೈ ವಾಕ್ಯ ಓದ್ತಾರೆ, ಆದರೆ ವೇದಗಳಿಗೆ ಭಾಷ್ಯ ಬರೆಯೋದಿಲ್ಲ ಅಂತ ಹೇಳಿದ್ರೆ ಅದನ್ನು ಕರ್ಮಕಾಂಡ ಅಂತ ಕರೆದ್ರೆ ಎಂಥ ಆಶ್ಚರ್ಯ. ಅಂದರೆ ತಾವು ಯಾವ ಗ್ರಂಥ ಓದ್ತಾರೋ ಅದಕ್ಕೆ ನಿಷ್ಠೆ ಇಲ್ಲ ಅಂತ ಅದಕ್ಕೆ ಅರ್ಥ. ಆಚಾರ್ಯರು ಭಾಷ್ಯವನ್ನು ಬರೆದರು, ಸೂತ್ರಗಳಿಗೆ ಭಾಷ್ಯವನ್ನು ಬರೆದು 4 ಗ್ರಂಥ ಬರೀತಾರೆ ಬ್ರಹ್ಮಸೂತ್ರಗಳ ಮೇಲೆ. 4 ಗ್ರಂಥಗಳು ಆಚಾರ್ಯರು ಉಪನಿಷತ್ ಭಾಷ್ಯಗಳ ಮೇಲೆ ಉಪನಿಷತ್ಗಳಿಗೆ 1 ಬರೆದರು. ಆಮೇಲೆ ಋಗ್ವೇದಕ್ಕೂ 1 ಬರೆದರು. ಒಂದಾಯಿತು, ವೇದ ಪ್ರಸ್ಥಾನ ಮುಗಿದೋಯ್ತು. ಭಗವದ್ಗೀತೆಗೆ ಶ್ರೀಮದ್ ಆಚಾರ್ಯರು 2 ಗ್ರಂಥ ಬರೆದರು, ಗೀತಾಭಾಷ್ಯ ಮತ್ತು ಗೀತಾ ತಾತ್ಪರ್ಯ ಅಂತ 2 ಬರೆದರು. ಆ ಮೂಲಕ ತಾರತಮ್ಯವನ್ನು ತೋರಿಸಿದರು. ವೇದಗಳಿಗಿಂತ ಮಹಾಭಾರತ ದೊಡ್ಡದು, ಅದರಲ್ಲಿ ಗೀತೆ ದೊಡ್ಡದು ಅಂತ ಹೇಳೋದಕ್ಕೋಸ್ಕರ ಗ್ರಂಥ ರಚನೆಯಲ್ಲೇನೆ ವೇದದ ಭಾಗಕ್ಕೆ 1 ಗ್ರಂಥ ಬರೆದರೆ ಗೀತೆಗಳ ಮೇಲೆ 2 ಗ್ರಂಥ ಬರೀತಾರೆ, ಮಹಾಭಾರತ ಮೇಲೆ 2 ಗ್ರಂಥ ಬರೀತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಯಮಕ ಭಾರ ಅಂತ 2 ಗ್ರಂಥವನ್ನು ಬರೆದು ಬಿಟ್ಟು ವೇದಗಳಿಗೆ ತೆಗೆದ್ರೆ ಮಹಾಭಾರತ, ಅದರ ಸಾರ ಭಗವದ್ಗೀತೆಯಾದ್ದರಿಂದ ಗೀತಾಭಾಷ್ಯ ಗೀತಾ ತಾತ್ಪರ್ಯ 2 ಬರೆದು ತಾರತಮ್ಯವನ್ನು ತೋರಿಸಿದರು. ಅದಕ್ಕಿಂತ ದೊಡ್ಡದು ಯಾವುದು? ಸೂತ್ರ ಪ್ರಸ್ಥಾನ 4 ಬರೆದರದ ಮೇಲೆ, ಅಲ್ಲೂ ತಾರತಮ್ಯ. ಮತ್ತೆ 4 ಬರೆದು ಸೂತ್ರಗಳು ಇನ್ನೂ ಶ್ರೇಷ್ಠ. ಅಥೋ ನೈತಾದೃಶಂ ಕಿಂಚಿತ್ ಪ್ರಮಾಣ ತಮಮಿಷ್ಯತೆ. ಸೂತ್ರ ಪ್ರಸ್ಥಾನದ ಮೇಲೆ ಆಚಾರ್ಯ ಬರೆದ ಗ್ರಂಥಗಳು 4. 4 ಯಾತಕ್ಕೆ ಬರೀಬೇಕು ಅಂತ ಕೇಳಿದರೆ ತಾವು ಭಾವಿ ಚತುರ್ಮುಖರು, ಮುಂದೆ 4 ಮುಖರವರಾಗ್ತಾ ಇರಿ, ತೋರಿಸೋದಕ್ಕೋಸ್ಕರ 4 ಗ್ರಂಥಗಳನ್ನು ಬರೆಯುವ ಮೂಲಕವಾಗಿ ಅತ್ಯದ್ಭುತವಾದ ರೀತಿಯಲ್ಲಿ ಬರೆದು ಅನುವ್ಯಾಖ್ಯಾನವನ್ನು ಏಕಕಾಲಕ್ಕೆ 4 ಶಿಷ್ಯರ ಕೈಲಿ ಬರೆಸಿಬಿಟ್ಟು ಮತ್ತೊಂದು ಅದ್ಭುತವನ್ನು ತೋರಿಸಿದರು. ಆಚಾರ್ಯರ ಗ್ರಂಥಗಳನ್ನು ಓದಿ ಅದ್ಭುತ ತಿಳ್ಕೊಳ್ಳೋದು ಬೇರೆ, ಅದು ನೋಡ್ತಿರಲಿಕ್ಕೆ ಅದ್ಭುತ. ಆ ಪ್ಲಾನ್ ಅಂಡ್ ಪರ್ಪಸ್ ಇದೆಯಲ್ಲ, ಯಾವ ಮತಾಚಾರ್ಯರಲ್ಲೂ ಕೂಡ ಅಂತ ಒಂದು ವ್ಯವಸ್ಥಿತವಾದಂಥ ರಚನಾಕ್ರಮವನ್ನು ನಾವು ಕಾಣೋದಿಲ್ಲ. ಇದು ದಶ ಪ್ರಕರಣಗಳು, 10 ಪ್ರಕರಣಗಳನ್ನು ಆಚಾರ್ಯರು ಬರೀತಾರೆ. ಪ್ರಮಾಣ ಲಕ್ಷಣ, ಕಥಾ ಲಕ್ಷಣ, ಅವೆರಡನ್ನು ವರ್ಣನೆ ಮಾಡ್ತಾರೆ. ನೇತ್ರಾಭೆ ವಾದ ಸನ್ಮಾನ ಲಕ್ಷಣೆ, ಎರಡೂ ಕೂಡ ತತ್ವಶಾಸ್ತ್ರವನ್ನು ತೋರಿಸ್ತಕ್ಕಂಥ ಕಣ್ಣುಗಳು ಅಂತ ಕರೀತಾರೆ. ಕಂಡಿಲ್ದವನಿಗೆ ಹೇಗೆ ಜಗತ್ತೇ ಶೂನ್ಯನೋ ಹಾಗೆ ಪ್ರಮಾಣ ಲಕ್ಷಣ ಕಥಾ ಲಕ್ಷಣ ಹೋದರೆ ಶಾಸ್ತ್ರ ಪ್ರಪಂಚ ಶೂನ್ಯವಾಗುತ್ತೆ. ನೇತ್ರಾಭೆ ವಾದ ಸನ್ಮಾನ ಲಕ್ಷಣೆ ಎರಡನ್ನು ಬರುತ್ತೆ. ಅನಂತರ ಪ್ರಮಾಣ ಲಕ್ಷಣದ ಎಂಥ ಬೆಳೆಸಿರ್ತಾರೆ ಆಚಾರ್ಯರು. ಆ ಮುಂಚೆ ಪ್ರಮಾಣಗಳು ಅಂತ ಹೇಳಿದರೆ ಸ್ವಂತ ಪ್ರಮಾಣ ಪ್ರಕ್ರಿಯೆ ಇಟ್ಕೊಂಡೇ ಇರಲಿಲ್ಲ. ಅದ್ವೈತಿಗೆ ಸ್ವಂತ ಪ್ರಮಾಣ ಪ್ರಕ್ರಿಯೆ ಇಲ್ಲ, ವಿಶಿಷ್ಟಾದ್ವೈತಕ್ಕೆ ಇಲ್ಲ. ವ್ಯವಹಾರ್ಯ ಭಟ್ಟನಯ ಅಂಥೇಳಿ ಮೀಮಾಂಸಕರ ಭಟ್ಟ ಒಂದು ಸ್ಕೂಲನ್ನು ಅನುಸರಣೆ ಮಾಡಿದ್ದು ಮಾಯಾವಾದಿಗಳು ಅದ್ವೈತಿಗಳು. ವಿಶಿಷ್ಟಾದ್ವೈತಿಗಳು ಪ್ರಭಾಕರರ ತಂತ್ರವನ್ನು ಅನುಸರಿಸಿಬಿಟ್ಟು ತಮ್ಮದೇ ಆದ ಪ್ರಮಾಣ ಪ್ರಕ್ರಿಯೆ ಇಬ್ಬರು ಮಾಡಿಕೊಳ್ಳೇ ಇಲ್ಲ. ಆಚಾರ್ಯರು ಮೊಟ್ಟ ಮೊದಲ ಬಾರಿಗೆ ಪ್ರಮಾಣ ರಕ್ಷಣ ಕಥಾ ರಕ್ಷಣ ಬರೆದು ಸ್ವತಂತ್ರವಾಗಿರ್ತಕ್ಕಂಥ ಪ್ರಮಾಣ ಪ್ರಕ್ರಿಯೆ ತೋರಿಸಿದರು. ಇದರಿಂದ ಏನು ಉಪಯೋಗ ಆಯಿತು? ಅವರು ಪ್ರಮಾಣ ಪ್ರಕ್ರಿಯೆ ಅವ್ರದ್ದನ್ನು ಒಪ್ಪಿದ್ರಿಂದ ಅದು ತಕ್ಕಂಥ ದೋಷಗಳು ಒಂದು ಹಾಗೇನೆ. ಪ್ರಮಾಣಕ್ಕೆ ತಕ್ಕ ಯಾವ ಕಣ್ಣಲ್ಲಿ ನೋಡ್ತೇವೋ ಆ ದೋಷ ಕಾಣುತ್ತೆ. ಅದರ ಕನ್ನಡದ ಬಣ್ಣ ಕಾಣುತ್ತೆ. ಆ ಮತಗಳ ದೋಷಗಳನ್ನು ಅಳವಡಿಸ್ಕೊಂಡು ಬಿಟ್ಟು ಆಚಾರ ಆಗಿ ಮಾಡಲಿಲ್ಲ. ಸ್ವತಂತ್ರ ಪ್ರಮಾಣ ಪ್ರಕ್ರಿಯೆ. ಸ್ವತಂತ್ರ ಅಂದ್ರೆ ಸ್ವತಂತ್ರ ಅಲ್ಲ, ಸ್ವತಂತ್ರ ಭಗವಾನ್ ವಿಷ್ಣು ಬ್ರಹ್ಮತರ್ಕಾನುಸಾರತಃ. ಅವ್ರು ಹೇಳ್ತಾರೆ ನಾವು ಸ್ವಂತ ಬರೆದಿದ್ದಲ್ಲ, ಬಾಣಲಕ್ಷಣಮಿತ್ಯುಕ್ತಂ ಬ್ರಹ್ಮತರ್ಕಾನುಸಾರತಃ. ಪ್ರಮಾಣದ ಕಥಾಲಕ್ಷಣ ಮತ್ತೆ ಬ್ರಹ್ಮ ತರ್ಕಾನುಸಾರತಃ. ಇದು ಆಚಾರ್ಯ ಗ್ರಂಥದ ಮೂಲಕ್ಕೊಂದು ಕಾರಣ ಅಂದ್ರೆ ಪ್ರಮಾಣ ಪ್ರಕ್ರಿಯೆಯು ಮೂಲ ಗ್ರಂಥದಲ್ಲೇ ಇದೆ ಅಂತ ಹೇಳಿದ್ರಿಂದ ಅದು ಸರ್ವ ಮೂಲಕ್ಕೆ ಸೇರ್ಕೊಂಡು ಹೋಗ್ತಾರೆ. ಸರ್ವವೂ ಮೂಲವೇ. ಆ ಮೂಲವನ್ನು ಬಿಟ್ಟು ಅವರು ಬರೆದ್ರೆ ಮೂಲವನ್ನು ಹಿಡಿದು ಆಚಾರ್ಯರು ಬರೆದ್ರು. ಅವೆರಡು ಒಂದಾದರೆ ಪ್ರಮಾಣದ ಬಗ್ಗೆ ಎಂಥ ಅವ್ಯವಸ್ಥೆ ಸೇರಿತ್ತು ಗೊತ್ತಾ? ಪ್ರಮಾಣ ಒಂದೇ ಅಂತ ಕೆಲವರು, ಎರಡು ಅಂತ ಕೆಲವರು, ನಾಲ್ಕು ಅಂತ ಕೆಲವರು, ಐದು ಆರು ಏಳು ಎಂಟು ಬೆಳೆಸ್ಕೊ ತೊಗೊಬಿಟ್ಟಿದ್ದು. ಹಾಗೇನೆ ಹೆಚ್ಚಾದಿತ್ರತ ಎಂ ಪ್ರಮಾಣಂ, ಮೂರೇ ಪ್ರಮಾಣಗಳು, ಪ್ರತ್ಯಕ್ಷ ಅನುಮಾನ ಆಗಮ. ಇದನ್ನು ತೋರಿಸಿದರು ಮೂರು ಕಣ್ಣುಗಳಿಂದ ನಾವು ಈ ವರು ಪ್ರಮಾಣಗಳು ಮೂರು ಸಹ, ಪ್ರತ್ಯಕ್ಷ ಅನುಮಾನ ಆಗಮ. ಆಚಾರ್ಯ ಎಷ್ಟು ಮಿನಿಮಮ್ ಹೇಳ್ತಾರೆ? ಭೌತಿಕ ಪ್ರಪಂಚ ನೋಡಕ್ಕೆ ಕಣ್ಣು ಬೇಕು, ಶಾಸ್ತ್ರ ಪ್ರಪಂಚ ನೋಡಕ್ಕೆ ಆಗಮ ಬೇಕು, ಅರ್ಥ ಮಾಡಿಕೊಳ್ಳೋದಕ್ಕೆ ಅನುಮಾನ ಬೇಕು. ಸಿಂಪಲ್ ಏನು ಸೇರಿಸಬೇಕಾಗಿಲ್ಲ, ಉಳಿದೆಲ್ಲ ಮೂರು ಸೇರಿ ಹೋಗುದು. ಯಾರು ಒಂದನ್ನು ಒಪ್ಪಿದ್ರೋ ಅವರು ಪ್ರತ್ಯಕ್ಷ ಒಪ್ಪಿದವರು ಅತೀಂದ್ರಿಯ ಪದಾರ್ಥನೇ ಕಳ್ಕೊಂಡ್ಬಿಟ್ಟು ಆ ಹಿಂದೆ ಹೆಚ್ಚೆಚ್ಚು ಹೊತ್ತು ಆದರೂ ಸುಮ್ಮನೆ ವರ್ಣನ ಮಾಡ್ತಾ ಬಂದು. ಉಪಪತ್ತಿ ಅನ್ನೋದು ಬೇರೆ ಪ್ರಮಾಣ ಅಲ್ಲ, ಪ್ರಮಾಣ ಅಲ್ಲ, ಬೇರೆ ಪ್ರಮಾಣ ಅಲ್ಲ, ಸಂಭವ ಬೇರೆ ಪ್ರಮಾಣ ಅಲ್ಲ, ಪರಿಶೇಷ ಬೇರೆ ಪ್ರಮಾಣ ಅಲ್ಲ, ಅದೆಲ್ಲ ಅಂತರ್ಭಾವ ಆಗುತ್ತೆ ಅಂತ ಹೇಳ್ತಾರೆ. ಒಂದು ನಿರೀಕ್ಷೆಯಲ್ಲಿ ಮಾತಿದೆ, ಎಂಟಿಟೀಸ್ ಆರ್ ನಾಟ್ ಟು ಬಿ ಮಲ್ಟಿಪ್ಲೈಡ್ ಬಿಯಾಂಡ್ ನೆಸೆಸಿಟಿ ಅಂತ ಒಂದು ಮಾತು. ಅಂದ್ರೆ ಕಲ್ಪನಾ ಲಾಗವ ಅಂತ ಅದಕ್ಕೆ ಅರ್ಥ. ವಿನಾಕಾರಣ ಬೆಳೆಸಬಾರದು ಅಂತೇಳಿ. ವಿನಾಕಾರಣ ಬೆಳೆಸಿದ್ರಿಂದ ಇಲ್ಲೇ ಗೊಂದಲ ಆದರೆ ಮುಂದೆ ಹೋಗೋದಾಗ ಹೆಚ್ಚೆಚ್ಚು ನಾವು ಕನ್ಫ್ಯೂಷನ್ ಮಾಡಿಕೊಳ್ಳೋದಕ್ಕೆ ಪ್ರಮಾಣ ಪ್ರಕ್ರಿಯೆ ವ್ಯವಸ್ಥೆಯಾಗಿದ್ದು ಕಷ್ಟ. ಅದಕ್ಕಾಗಿ ಸರಳವಾಗಿ ಮತ್ತು ಸ್ಪಷ್ಟವಾಗಿ ತಿಳಿಸಿದ್ರು. ಅದು ಬಹಳ ದೊಡ್ಡ ಪ್ರಮಾಣ ಪ್ರಕ್ರಿಯೆಗೆ ಭಾರಿ ದೊಡ್ಡ ಕೊಡುಗೆ ಅಂದರೆ ಸಾಕ್ಷಿ ಪ್ರಾಮಾಣ್ಯವನ್ನು ಹೇಳಿದ್ರು. ಸಾಕ್ಷಿ ಅನ್ನೋದ್ರ ಬಗ್ಗೆ ಯಾರೂ ಇಲ್ಲ, ನಮ್ಮ ಜ್ಞಾನಕ್ಕೆಲ್ಲ ಸಾಕ್ಷಿನೇ ಹೇಳಿದಾಗಿತ್ತು ಗೊತ್ತಾಯ್ತಾ? ನಮ್ಮ ಜ್ಞಾನಕ್ಕೆ ಸಾಕ್ಷಿ ಇಲ್ಲದ ಜ್ಞಾನ ಆಗಿತ್ತು. ಆಚಾರ ಸಾಕ್ಷಿಯನ್ನು ಒಪ್ಪಿಟ್ಬಿಟ್ರಲ್ಲ, ಎಲ್ಲ ವ್ಯವಸ್ಥೆ ಹೋಗುದು. ಈ ಪ್ರತಿಯೊಬ್ಬರು ಕೂಡ ತತ್ವ ನಿರ್ಣಯಕ್ಕೆ ತಮ್ಮದೇ ಆದ ವ್ಯವಸ್ಥಿತವಾದ ನಿಖರವಾದ ಒಂದು ಪ್ರಮಾಣವನ್ನು ಆಚಾರ್ಯರು ಕೊಟ್ಟು. ಅವರು ಹೇಳ್ತಾರೆ ಇವರು ಹೇಳ್ತಾರೆ ಅಲ್ಲ, ನೀವು ಯೋಚನೆ ಮಾಡಿ. ನಿಮ್ಮೊಳಗೆ ಒಂದು ಇಂದ್ರಿಯ ಇದೆ ಅಂತ ಹೇಳ್ತಾರೆ. ಚೇತನಕ್ಕೊಂದು ಇಂದ್ರಿಯ, ಚೇತನ ಸ್ವರೂಪ ಇಂದ್ರಿಯಂ ಸಾಕ್ಷಿ ಇತ್ಯುಚ್ಯತೆ. ಸ್ವರೂಪ ಇಂದ್ರಿಯ ಎಂದೂ ತಪ್ಪಲಾರದ ಇಂದ್ರಿಯ. ಬೇರೆ ಯಾವುದಾದ್ರು ಪಾದವ ತಪ್ಪರ್ಥ ಮಾಡಿಕೊಂಡು ತಪ್ಪಬಹುದು, ಯುಕ್ತಿ ತಾರಿ ತಪ್ಪಬಹುದು, ಪ್ರತ್ಯಕ್ಷ ಸರಿ ಕಾಣದೇ ಇರಬಹುದು, ಆದರೆ ಸಾಕ್ಷಿಗೆ ದೋಷ ಅಂತಾನೇ ಇಲ್ಲ. ಸಾಕ್ಷಿನ ದೋಷ ಇರುವ ವಿಚಾರ ಬೇರೆ, ಸಾಕ್ಷಿಗೆ ಬೇರೆ ದೋಷ ಇಲ್ಲ. ಅಯೋಗ್ಯರು ಸಾಕ್ಷಿನೇ ಕೆಟ್ಟದ್ದು ಎಂಬುದು ಅಷ್ಟೇ ಹೊರತು ನಮ್ಮ ಸಾಕ್ಷಿಗೆ ಬೇರೆ ದೋಷಗಳೇ ಇಲ್ಲ, ಶುದ್ಧವಾದದ್ದು. ದೋಷಾಭಾವಾದಿಕಂಚೈವ ಸಾಕ್ಷಿ ಸಮ್ಯಕ್ ಪ್ರಪಶ್ಯತಿ. ಆಚಾರ್ಯ ಸಾಕ್ಷಿಯ ಬಗ್ಗೆ ಹೇಳಿದ್ರಲ್ಲ, ಸಿದ್ಧಾಂತದ ಭದ್ರ ಫೌಂಡೇಶನ್ ಅದು. ಆದ್ರೆ ಹಿಡ್ಕೊಂಡ ಮೇಲೆ ಯಾವ ಕಾಲಕ್ಕೂ ನಮಗೆ ಯಾವುದರಲ್ಲೂ ಗೊಂದಲ ಬರಲೇಬಾರದಂತ ಪ್ರಕ್ರಿಯೆ ಆಚಾರ ಮುಂದಿಡ್ತಾರೆ. ಅಷ್ಟುಮಟ್ಟಿಗೆ ಎಷ್ಟುಮಟ್ಟಿಗೆ ಹೇಳ್ತಾರೋ ಗೊತ್ತಾ? ನೀವೆಲ್ಲರೂ ಕೂಡ ವಿಷಯ ಕಡಿಮೆ ಗೊತ್ತಿರಬಹುದು, ಯೋಚನೆ ಮಾಡಬೇಡಿ. ಆದರೆ ಖಚಿತ ತಿಳ್ಕೊಳ್ಳೋ ಯೋಗ್ಯತೆ ನಿಮಗಿದೆ ಅಂತ ಆಚಾರ ಹೇಳ್ತಾರೆ. ಯಾಕೆ ಅನುಭವವಿರೋದೇ ಆಗಮಸ್ಯ ಪ್ರಾಮಾಣ್ಯ. ಈ ಮಾತನ್ನು ಹೇಳಿದಾಗ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಸ್ವಂತಿಕೆ ಅರ್ಥವನ್ನು ಮಾಡಿಕೊಡ್ತಾರೆ ಆಚಾರ್ಯ. ಈಗ ಜೀವ ಜೀವ ಭೇದ ಅಂದ್ರೆ ಅವರವರ ಸಾಕ್ಷಿ ಅವರವರ ಜೀವಕ್ಕೆ ಸೇರಿಕೊಂಡಿದೆ, ಅದೆಲ್ಲ ತಿಳಿಸಿ ಒಂದು ನಿಖರವಾಗಿ ಜ್ಞಾನದ ಒಂದು ನಿರ್ಣಯ ಮಾಡಿಕೊಳ್ಳೋ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ದೋಷಗಳನ್ನು ಹೇಳೋ ಕ್ರಮವಾಗಲಿ, ಆ ದೋಷಗಳನ್ನು ಅಪ್ಲೈ ಮಾಡೋ ರೀತಿಯಾಗಲಿ, ಪ್ರಮಾಣ ಹೇಳಿಬಿಟ್ಟು ಹೇಗೆ ಅದನ್ನು ತೋರಿಸಬೇಕು ಅಂತ ದೃಶ್ಯತ್ತಾನುಮಾನದಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ. ಅದೆಲ್ಲ ಥಿಯರಿ ಅವೆಲ್ಲ ಪ್ರಾಕ್ಟಿಕಲ್ ಆಗಿ ತೋರಿಸಿ ಅದು ವಿಶೇಷ ಬೆಳಕನ್ನು ಸೇರ್ತಾರೆ. ಕಥಾಲಕ್ಷಣದಲ್ಲಿ ಹೇಗೆ ವಾದ ಮಾಡಬೇಕು ಅಂತ ಹೇಳ್ತಾರೆ. ವಾದ ಅಂದ್ರೆ ನಮಗೆ ಗಲಾಟೆ ಅಂತ ಆಗಿಬಿಟ್ಟಿದೆ ಅವತ್ತು. ವಾದ ಅಂದ್ರೆ ಗಲಾಟೆ ಅಲ್ಲ, ತತ್ವ ನಿರ್ಣಯವನ್ನು ಮಾಡಬೇಕಾದ್ರೆ ಚರ್ಚೆ ಹೇಗೆ ನಡೀಬೇಕು ಅಂತ ಹೇಳ್ತಾರೆ. ವಾದ ಜಲ್ಪ ವಿತಂಡ ವಿಭಾಗವನ್ನು ಮಾಡಿ ವಾದ ಅನ್ನೋದು ಶ್ರೇಷ್ಠವಾದಂತಹ ಕಥಾಭಾದ. ಕೇವಲ ತತ್ವ ನಿರ್ಣಯ ಒಂದೇ ಅದರ ಗುರಿ ಅಂತ ಹೇಳ್ತಾ ಬೆಳಕು ಚೆಲ್ತಾರಲ್ಲ, ಅದು ಬಹಳ ಮುಖ್ಯ. ನಮ್ಮ ಜೀವನದಲ್ಲಿ ಮಾತು ಹೇಗೆ ಆಡಬೇಕು ಅಂತ ಕಲಿಬೇಕಾದ್ರೆ ಕಥಾಲಕ್ಷಣ ಓದಬೇಕು. ದೊಡ್ಡವರ ಹತ್ರ ಮಾತಾಡಬೇಕಾದ ನಮ್ಮ ಪ್ರಶ್ನೆಗಳೆಲ್ಲ ವಾದ ಕಥೆಯಾಗಬೇಕೇ ಹೊರತು ಬೇರೆ ರೀತಿ ಆಗಬಾರ್ದು. ತತ್ವ ನಿರ್ಣಯ ಒಂದೇ ನಮ್ಮ ಗುರಿ. ಪಾಠ ಹೇಳಬೇಕಾದ್ರೆ ವಿಗೇವನ ವಾದಾರ್ಥಕ ಬೇರೆ ಇಲ್ಲ. ಸಮಾನಸ್ಕಂದರಲ್ಲಿ ತಮಾಷೆಗೆ ಜಲ್ಪ ಮಾಡಬಹುದು, ಅಯೋಗ್ಯರ ಜೊತೆಗೆ ಕೇವಲ ವಿತಂಡ ಮಾತ್ರ ಮಾಡಬೇಕು. ಅದನ್ನೆಲ್ಲ ತಿಳಿಸಿ ಮೂಲ ಗ್ರಂಥಗಳು ಯಾವುದು, ಹೇಗೆ ಯೋಚನೆ ಮಾಡಬೇಕು ಅಂತ ತಿಳಿಸ್ತಾರೆ. ಅನಂತರ ಖಂಡನ ತ್ರಯಗಳು, ತತ್ವ ಸಂಖ್ಯಾನ ತತ್ವ ವಿವೇಕ ಎರಡು ತತ್ವ ಗ್ರಂಥಗಳು, ಮೂರು ಖಂಡನ ತ್ರಯಗಳು. ಪ್ರಮಾಣಾಕ್ಷರ ಕಥಾರಕ್ಷ ಎರಡು ಓದಿದ ಮೇಲೆ ಅದರಿಂದ ಕಾಣಬೇಕಾದ ತತ್ವಗಳು ಯಾವುದು ಅಂದರೆ ತತ್ವ ಸಂಖ್ಯಾನ ತತ್ವ ವಿವೇಕ ಸ್ವತಂತ್ರ ಅಸ್ವತಂತ್ರಂಚ ವಿವಿಧಂ ತತ್ವ ವಿಶ್ಯಸ್. ಈ ರೀತಿಯಾದ ವಿಭಾಗವನ್ನು ಜಗತ್ತಿನಲ್ಲಿ ಯಾರು ಯೋಚನೆ ಕೂಡ ಮಾಡಿರಲಿಲ್ಲ. ಸ್ವತಂತ್ರಂ ಅಸ್ವತಂತ್ರಂಚ ಎರಡು ವಿಧವಾದ ತತ್ವಗಳಿವೆ, ಒಂದು ಸ್ವತಂತ್ರ ಒಂದು ಅಸ್ವತಂತ್ರ. ಸ್ವತಂತ್ರೋ ಭಗವಾನ್ ವಿಷ್ಣು. ಈ ವಿಭಾಗ ಎಷ್ಟು ಮನಸ್ಸಿಗೆ ಮುಟ್ಟುತ್ತೆ ಅಂದರೆ ನಾವು ಯಾರು ಅಂತ ಗೊತ್ತಾಗ್ಬಿಡುತ್ತೆ ಫಸ್ಟ್. ನಾವು ಅಸ್ವತಂತ್ರರು, ಮಾತಿತ್ತಿದ ಅಸ್ವತಂತ್ರರು, ನಮ್ಗೆ ಹೇಳಕ್ಕೆ ಬರಲಿಲ್ಲ ಅಂದ್ರೆ ಅಸ್ವತಂತ್ರರು ಅಂತ ಅರ್ಥ. ತಕ್ಷಣ ಮಾತಾಡಕ್ಕೆ ಬರಲಿಲ್ಲ ಅಸ್ವತಂತ್ರರು, ಕೇಳಕ್ಕೆ ಬರಲಿಲ್ಲ ಅಸ್ವತಂತ್ರರು, ನಾವೆಲ್ಲ ಅಸ್ವತಂತ್ರರೇ. ಸ್ವತಂತ್ರ ಒಬ್ಬನೇ ಭಗವಂತ ಒಬ್ಬನೇ, ಸ್ವತಂತ್ರೋ ಭಗವಾನ್ ವಿಷ್ಣು. ಆ ಮಾತು ತಿಳ್ಕೊಂಡಾಗ ಶಾಸ್ತ್ರದ ಮಹಾದ್ವಾರಕ್ಕೆ ನಾವು ಬಂದು ನಿಂತಂತೆ ಲೆಕ್ಕ. ಸ್ವತಂತ್ರವೋ ಭಗವಾನ್ ವಿಷ್ಣು. ಏನು ಸ್ವತಂತ್ರ ಅಂದ್ರೆ ಏನು? ಇವತ್ತು ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ, ನಿಮ್ಗೆ ಅರ್ಥ ಆಗಿಬಿಟ್ಟಿದೆ. ದೇಶ ಸ್ವತಂತ್ರ ಅದು ಜೋರಾಗಿ ಘೋಷಣೆ ಮಾಡಿ ಸ್ವತಂತ್ರ ಭಾರತ ಅಂತ ಹೇಳಿಬಿಡ್ತೇವೆ. ಎಲ್ಲರನ್ನ ಅತಂತ್ರ ಈ ಮಧ್ಯೆ, ಬೇರೆ ಎಲ್ಲದು ಕಾಯ್ತಾ ಕೂತಿರ್ಬೇಕು. ಪೆಟ್ರೋಲ್ ಬರಲಿಲ್ಲ, ಅದು ಬರಲಿಲ್ಲ, ಅದು ಕೂತಾ ಕಾಯ್ತಾ ಕೂತಿರ್ಬೇಕು. ಅಂದ್ರೆ ಇಂಡಿಪೆಂಡೆಂಟ್ ಬಟ್ ಡಿಪೆಂಡೆಂಟ್ ಆನ್ ಆಲ್ ಅದರ್ ಕಂಟ್ರೀಸ್ ಆರ್ ಸೋ ಮೆನಿ ಥಿಂಗ್ಸ್ ಅಂತಾರಲ್ಲ, ಇದು ಇಂಡಿಪೆಂಡೆನ್ಸ್ ಅಲ್ಲ. ನಿಜವಾದ ಇಂಡಿಪೆಂಡೆಂಟ್ ಅಂದ್ರೆ ಒಬ್ಬನೇ, ಅಬ್ಸಲ್ಯೂಟ್ ಇಂಡಿಪೆಂಡೆನ್ಸ್ ಅಂದ್ರೆ ಭಗವಂತನಿಗೆ ಮಾತ್ರ. ಸ್ವರೂಪ ಪ್ರಮಿತಿ ಪ್ರವೃತ್ತಿ ರೂಪ ಸತ್ತಾ ತ್ರೈವಿಧ್ಯೆ ಪರಾನಪೇಕ್ಷಂ ಸ್ವತಂತ್ರ. ಆ ಮಾತನ್ನು ಅರ್ಥ ಮಾಡಿಕೊಂಡ್ರೆ ದೇವರು ಸದಾ ಮನಸ್ಸಲ್ಲಿ ಇರ್ತಾರೆ. ನಾವು ಏನು ಮಾಡಲಿಕ್ಕಾಗೋದಿಲ್ಲ, ದೇವರು ಅದನ್ನು ಮಾಡ್ತಾನೆ. ತಿಳುವಳಿಕೆ ಇರೋದು, ಎಲ್ಲರೂ ಇರೋದು, ಅವ್ರ ಕೈಲಿ ಇದ್ದಿದ್ರೆ ಯಾರು ಹೋಗ್ತಾನೆ ಇರಲಿ, ಎಲ್ಲ ಇದ್ದು ಬಿಡ್ತಿರು. ಒಂದ್ ಕಡೆ ಒಂದೇ ಕಡೆ ಇರೋದು ಯಾರಿಗಿಲ್ಲ, ಬಿಡೋದಿಲ್ಲ, ಅದು ಗುಣಾಡಬೇಕಾಗಿಲ್ಲ. ಎಲ್ಲ ಪಂತ್ರಿಗಳು ಎಲ್ಲ ಪದವಿ ಹಾಗೆ ಗಟ್ಟಿಬಿಟ್ಟು ಉಳ್ಕೊಂಡ್ಬಿಡ್ತಿತ್ತು. ಪದವಿ ಉಳಿಸಿಕೊಳ್ಳೋ ಸಾಧ್ಯ ಇಲ್ಲ, ದೇಹ ಉಳಿಸಿಕೊಳ್ಳೋ ಸಾಧ್ಯ ಇಲ್ಲ, ನಮ್ಮ ಸ್ವರೂಪ ನಮ್ಮ ಕೈಯಲ್ಲಿಲ್ಲ, ಪ್ರಮಿತಿ ತಿಳುವಳಿಕೆ ನಮ್ಮ ಕೈಯಲ್ಲಿಲ್ಲ. ಎಷ್ಟು ಮೇಲೆ ಡಿಪೆಂಡ್ ಆಗಿದ್ದೇವೆ ತಿಳುವಳಿಕೆಗೆ ನಾವು. ಪ್ರವೃತ್ತಿ ನಮ್ಮ ಕೈಯಲ್ಲಿಲ್ಲ. ತೇನವಿನ ತೃಣಮತಿನ ಚಲತಿ, ಏನು ಮಾಡೋದಕ್ಕೂ ನಮ್ಮ ಕೈಯಲ್ಲಿಲ್ಲ. ಭಗವಂತ ಮಾಡಿಸ್ಬೇಕು, ಮಾಡಬೇಕಷ್ಟೇ. ಬರೀ ದೇವರು ಮಾಡಿಸ್ತಾನೆ ಅಂತ ಸಾಮಾನ್ಯ ಹೇಳಬಹುದು, ಆದರೆ ಒಣಗಿದ್ದು ಬಿಂಬನಾಗಿ ಮಾಡಿಸ್ತಾನೆ ಅಂತ ಹೇಳಿದ ಪರಿಕಲ್ಪನೆ ಕೊಟ್ಟಿದ್ದು ಶ್ರೀಮನ್ ಮಧ್ವಾಚಾರ್ಯರು ಮಾತ್ರ. ರಾಜನಂತೆ ಮಾಡಿಸ್ತಾನೆ ಎಂಬುದು ಬೇರೆ, ಬಿಂಬನಾಗಿ ಮಾಡಿಸ್ತಾನೆ ಅಂತ ಇದೆಯಲ್ಲ, ಅದು ವಿಶೇಷವಾದ ಬದ್ಧ ಸಿದ್ಧಾಂತದ ದೊಡ್ಡ ಹೃದಯ. ಅದನ್ನು ತಿಳಿಸಿಕೊಡುತ್ತಾರೆ. ನೋಡಿ, ಮೀನಿದೆ, ನೀರಿದೆ, ಮೀನೀರು ಜೊತೆಗಿರುತ್ತಾರೆ. ನಮಗೆ ಏನಿಸುತ್ತೆ, ಎರಡು ಜೊತೆಗಿದೆ ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ. ಆದರೆ ಗೊತ್ತಾಗುತ್ತೆ, ಮೀನನ್ನು ಕಡೆಗೆ ತೆಗಿರಿ, ಬರೀ ಸಾಯಿ ಒದ್ದಾಡಿ ಸಾಯುತ್ತೆ. ಮತ್ತೆ ಮೀನು ಕಡೆಗೆ ತೆಗೆದಾಗ ಒದ್ದಾಡಿ ಸಾಯುತ್ತೆ. ಮೀನಿಗೆ ಕಡೆ ಬಂದು ನೀರು ಹೋಗೋದು, ನೀರು ಹಾಗೆ ಇರುತ್ತೆ. ಭಗವಂತ ನೀರು, ನಾವೆಲ್ಲ ಮೀನುಗಳಿದ್ದಂತಿದ್ದೇವೆ ಅಂತ ಹೇಳ್ತೇವೆ. ಯಾವಾಗ ನೀರಿನಲ್ಲಿ ಇರ್ತೇವೆ, ಸುಖವಾಗಿರುತ್ತೆ, ಹಾರಾಡ್ಕೊಂಡಿರುತ್ತದೆ. ದೇವ್ರು ನಂಬ್ಕೊಂಡಿರ್ತೇವಲ್ಲ, ಆನಂದವಾಗಿರ್ತೇವೆ. ದೇವ್ರನ್ನಪ್ಪ ಈ ಕಡೆ ಬಂದಿರಲ್ಲ, ಮದುವಿನ ಹೊಲದ ಅದ್ದಾಟ ಶುರುವಾಗಿಬಿಡುತ್ತೆ ಅಂತ ಹೇಳ್ತಾರೆ. ತಾಪತ್ರಯೇಣ ಸಂತಪ್ತಂ ಯದೇತದ ಅಖಿಲಂ ಜಗತ್, ಬರೀ ಒದ್ದಾಟನೆ. ಅವಾಗ ಏನಾಗುತ್ತೆ, ಸ್ವಲ್ಪ ಸತ್ಯ ಹೋಗಿಬಿಡುತ್ತವೆ, ಸಾಯೋದು ಅನ್ನಂತ ವಶ ಹೋಗುತ್ತೆ ಅಂತ ಅರ್ಥ. ಮೊದಲು ಸಂಸಾರ ತೊಳಲಾಟ, ನರಕದ ತೊಳಲಾಟ, ಅದ್ಭುತ ಸಮಸ್ಯೆಯಲ್ಲಿ ಶಾಶ್ವತವಾದ ರೀತಿ ಸತ್ಯ ಹೋಯ್ತಲ್ಲಿ ಅಲ್ಲೇ ಇದ್ಬಿಟ್ಟರೆ ಆನಂದವಾಗಿರಬಹುದು. ಇದು ಅರ್ಥ ಮಾಡಿಕೊಂಡ್ರೆ ನೀರಿನೊಳಗಿರ್ತಕ್ಕಂಥ ಮೀನು ಹೇಗಿರಬೇಕೋ ಮಧ್ಯಮತಾಧಿಯಲ್ಲಿ ಮೀನವಾಗಿರಬೇಕು. ಇದು ಭಾಗ್ಯ, ವಿದು ಭಾಗ್ಯ, ವಿದು ಭಾಗ್ಯವಯ್ಯ, ಪದುಮನಾಭನ ಪಾದ ಭಜನೆ ಸುಖವಯ್ಯ. ಪುರಂದರದಾಸರ ಮಾತು ಈ ಸ್ವಾತಂತ್ರ್ಯದ ವಿಶೇಷವಾದ ಮಹತ್ವ ನೀಡತಕ್ಕಂಥ ಮಾತು. ಆಮೇಲೆ ಬುದ್ಧಿ ಯೋಚನೆ ಮಾಡ, ಪರಮಾತ್ಮರು ಮೀನೇ, ಸ್ವತಂತ್ರ ಮೀನು, ಅದನ್ನ ನೆನಪಿಡ್ಬೇಕು. ಸ್ವತಂತ್ರ ಮೀನು, ಇಂಥ ಮೀನಲ್ಲ. ಯಾವ ನೀರು ತನ್ನ ಸಾಕಾರದಲ್ಲಿ ತೋರಿಸಿಬಿಡ್ತಾನೆ, ನೀರಿನ ಮೇಲಿದ್ದಾನೆ ಅಂತ ಅವ್ರ ಕೋಸ್ತು ಎಲ್ಲಿ ಹಾಕಿದ್ರು ಹಾಕಿದ್ರು ಜಾಸ್ತಿ ಆಗಿಬಿಡ್ತಾನೆ. ಆದ್ರಿಂದ ಭಗವಂತ ನಮ್ಮನ್ನು ಬಿಟ್ಟಿರವಲ್ಲ, ನಾವು ದೇವರು ಬಿಟ್ಟಿರ್ಲಕ್ಕಾಗೋದಿಲ್ಲ. ಅದಕ್ಕೆ ನಿನ್ನ ಅಗಲಿ ಸೈರಿಸಲಾರೆವೋ ನೀರಜಾಕ್ಷ, ದಾಸರು ಹೇಳ್ಬೇಕಾದ್ರೆ ಅಗಲಿ ಸೈರಿಸಲಾರೆವೋ, ಬಿಟ್ಟಿರ್ಲಕ್ಕಾಗೋದಿಲ್ಲ ನಾವು. ಈ ಮಾತು ದಾಸರು ಹೇಳ್ಬೇಕಾದ್ರೆ ಕಾವ್ಯವಾಗಿ ಹೇಳಲಿಲ್ಲ, ತತ್ವವಾಗಿ ದಾಸರು ಹೇಳ್ತಾ ಇದ್ದಾರೆ. ದೇವರು ಬಿಟ್ಟಿರ್ಲಕ್ಕಾಗೋದಿಲ್ಲ. ನಾವು ಬಿಟ್ಟಿದ್ದೇವೆ ಅಂದ್ರೆ ಅರ್ಥ ಏನದಕ್ಕೆ, ಬರೀ ದುಃಖ ಬರ್ತಾ ಇರಿ ಅಂತ ಅರ್ಥ. ಬೆಳಗಿನ ಸಾಯಂಕಾಲ ನೋಡಿ, ಬರೀ ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಅಷ್ಟೇ. ಯಾರು ಸುಖವಾಗಿದ್ದಾರೆ, ಶ್ರೀಮಂತ ರಾಜ ಮಹಾರಾಜರು ಸುಖವಾಗಿರಲಿಲ್ಲ, ಇನ್ನು ಬರೀ ಶ್ರೀಮಂತ ಏನು ಸುಖವಾಗಿರ್ತಾನೆ. ಅದನ್ನ ಹೇಳಿ ಆ ತತ್ವವನ್ನು ಕೂಡಿಸ್ತಾರೆ. ಮತ್ತೆ ಜೀವನದಲ್ಲಿ ತತ್ವದ ಅನುಷ್ಠಾನ ಹೇಗಿರಬೇಕು ಅಂತ ತತ್ವ ವಿವೇಕದ ಕೊನೆ ಹೇಳ್ತಾರೆ. ಏತತ್ ಪರತಂತ್ರಂತು ಸರ್ವಮೇವ ಹರೇ ಸದಾ ವಶಮಿತ್ತೇವ ಜಾನಾತಿ ಸಂಸಾರಾನ್ ಮುಚ್ಚತೇಹಿ ಸಹ. ಎಷ್ಟ ಮಾತದು, ಅದು ಸ್ವತಂತ್ರದ ತಿಳ್ಕೊಂಡಿದ್ದೇವೆ, ನಾವು ಪರತಂತ್ರರಾಗಿದ್ದೇವೆ. ಎಲ್ಲ ತಿಳ್ಕೊಳ್ಳಿ, ಒಂದು ಎಚ್ಚರ ಇರಲಿ, ಇದೆಲ್ಲ ಭಗವದಧೀನ. ಈಶಾವಾಸ್ಯ ವಿಧಂ ಸರ್ವಂ ತಿಳ್ಕೊಂಡ್ಬಿಟ್ರೆ ಸಣ್ಣ ಪುಟ್ಟದ್ದಲ್ಲ, ಇಲ್ಲಿ ನಮಗೆ ಆನಂದ, ನೆಮ್ಮದಿಯಾಗಿರ್ತೇವೆ. ಆಮೇಲೆ ವೈಕುಂಠಕ್ಕೆ ಹೋಗ್ತೇವೆ. ಇಲ್ಲೂ ಆನಂದ, ಅಲ್ಲೂ ಆನಂದ, ಎಲ್ಲವೂ ದೇವರ ಅಧೀನ. ಎಲ್ಲವೂ ಯಾರ ಅಧೀನ ಅಲ್ಲ, ತಪ್ಪು. ನಮ್ಮ ಅಧೀನ ಭಾರಿ ತಪ್ಪು, ಇನ್ನೊಬ್ಬರ ಅಧೀನ ತಪ್ಪು, ದೇವರ ಅಧೀನ ಅಲ್ಲ ತಪ್ಪು, ದೇವರ ಅಧೀನದಲ್ಲಿದೆ ಅಂತ ತಿಳ್ಕೊಂಡ್ರೆ ಅದು ಶ್ರೇಷ್ಠವಾದ ಉತ್ತರ. ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಯಏತತ್ ಪರತಂತ್ರಂತೂ ಸರ್ವಮೇವ ಹರಿಸ್ತಾರ. ಇಲ್ಲಿ ಯಏತ ಸರ್ವಮೇವ ಪರತಂತ್ರಂ ಅನೇಕ ಅರ್ಥ. ಸರ್ವಂ ಪರತಂತ್ರಮೇವ, ಅದೆಲ್ಲ ಭಗವದ್ ಅಧೀನಮೇವ. ಆ ರೀತಿ ಹೇಳ್ತಾ ಹೇಳ್ತಾ ಎಲ್ಲವೂ ಪರತಂತ್ರವೇ, ದೇವರ ಅಧೀನದಲ್ಲೇ ಇದೆ, ಅದನ್ನ ಸರಿಯಾಗಿ ಉಪಯೋಗಿಸಿಕೊಡ್ಬೇಕು ಅಂತ ಹೇಳ್ತಾ ಈ ತತ್ವಜ್ಞಾನವನ್ನು ಮೋಕ್ಷಕ್ಕೆ ಕಾರಣ. ನಮ್ಮ ಜನಕ್ಕೆ ಏನ್ ತತ್ವ ಜಿಜ್ಞಾಸೆ ಮಾಡ್ತಾರೆ ಅಂತ ತಿಳ್ಕೊಂಡಿರ್ತಾರೆ, ಅದರ ಫಲ ಮೋಕ್ಷ ಅಂತ ಪರಮ ಪುರುಷಾರ್ಥವನ್ನೇ ಕೊಡುತ್ತೆ. ಖಂಡನ ತ್ರಯಗಳಲ್ಲಿ ಅದ್ವೈತ ಮತವನ್ನ ಮೂರು ಗ್ರಂಥಗಳ ಆಚಾರ್ಯ ಖಂಡನೆ ಮಾಡ್ತಾರೆ. ಅನೇಕರಿಗೆ ಆಶ್ಚರ್ಯ, ಯಾಕೆ ಅದ್ವೈತದ ಮೇಲೆ ಕಣ್ಣಿಟ್ಟಿದ್ದಾರೆ ಆಚಾರ್ಯರು ಅಂತೇಳಿ. ಇನ್ನೇನು ಅಲ್ಲ, ಮಹಾಬಲ್ಲ ಭಂಗನ್ಯಾಯ ಅಂತ ಕರೀತಾರೆ. ಅದ್ವೈತ ಬೇರೆ ಎಲ್ಲ ಮತಗಳನ್ನು ಕೂಡ ಪರಾಭವಗೊಳಿಸಿತ್ತು. ಅದನ್ನು ಸೋಲಿಸ್ಬಿಟ್ರೆ ಫೈನಲ್ ಗೆದ್ರೆ ಅವರು ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವ ಶಾಗಮಯೇ ವಹಿ. ಅದ್ವೈತಕ್ಕೊಂದೃಷ್ಟಿಯಿಂದ ಅದು ಟ್ರಿಬ್ಯೂಟ್ ಅದು, ಒಂದು ನಿಮ್ಮ ನಿಮ್ಮ ಫೈನಲ್ಸ್ ಮೇಲೆ ಭಾರಿ ಟ್ರಿಬ್ಯೂಟ್ ಅದು, ಒಂದು ಅದು ಸೋಲ್ತಾರೆ ಎಂಬುದು ಅವರ ವಿಶೇಷವಾದ ಪರಾಭವದ ಲಕ್ಷಣ. ಅದ್ವೈತವನ್ನು ಖಂಡನೆ ಮಾಡಬೇಕಾದ್ರೆ ಅವರು ಮೂರು ಮುಖ್ಯವಾಗಿರ್ತಕ್ಕಂಥ ಉಪಾಧಿ, ಆಮೇಲೆ ಅನುಮಾನ, ವಿಶೇಷವಾಗಿ ಮಾಯಾವಾದ ಅನ್ನ ಹೆಸರು, ಮೂರನ್ನು ಖಂಡನೆ ಮಾಡ್ತಾರೆ. ಮಾಯಾವಾದ ಖಂಡನ, ಮಿಥ್ಯಾತ್ವಾನುಮಾನ ಖಂಡನ, ಉಪಾಧಿ ಖಂಡನ. ಆ ಮೂರು ಬೇಸಿಸ್ ಫೌಂಡೇಶನ್, ಅದು ಹೋಯಿತು ಅಂದ್ರೆ ಮುಂದೆ ಏನೇ ಮಾಡಿದ್ರು ಕೂಡ ಇಡೀ ಬಿಲ್ಡಿಂಗ್ ಒಂದೊಂದೇ ತೆಗಿಬೇಕಾಗಿಲ್ಲ, ಫೌಂಡೇಶನ್ ಬಿಡ್ಜ್ ಎಲ್ಲ ಬಿದ್ದು ಹೋಗ್ಬಿಡುತ್ತೆ. ಅದಕ್ಕೆ ಹೇಳ್ತಾರೆ ಪ್ರಕರಣ ಗ್ರಂಥಗಳು ಬಾರಿ ಚಿಕ್ಕ ಚಿಕ್ಕ ಗ್ರಂಥಗಳು, ನಾವೇನ್ ಮಾಡ್ತೇವೆ ಚಿಕ್ಕ ಗ್ರಂಥ ಅಂತ ಓದೋದಿಲ್ಲ. ತಾತ್ಪರ್ಯ ಭಾರಿ ದೊಡ್ಡ ಗ್ರಂಥ ಓದೋ ಭಾರಿ ದೊಡ್ಡ ಗ್ರಂಥ ಓದೋದಿಲ್ಲ, ಅವರ ಚಿಕ್ಕ ಗ್ರಂಥ ಚಿಕ್ಕದು ಓದೋದಿಲ್ಲ, ದೊಡ್ಡದು ದೊಡ್ಡದು ಓದೋದಿಲ್ಲ. ಅದರಿಂದಾಗಿನೇ ಯಾರು ಓದೋದಿಲ್ಲ ಅಂತ ಆಯ್ತಿಲ್ಲ. ಆಚಾರ್ಯ ಹೇಳ್ತಾರೆ ಚಿಕ್ಕ ಗ್ರಂಥ ಅಂತ ತಿಳ್ಕೊಂಡು ಸುಮ್ಮನೆ ಇರಬೇಡಿ, ಎಂಥ ಗ್ರಂಥ ಆಗಂತಹ ಅದು. ವಾದಾದಯ ಪ್ರಕರಣ ಸ್ಫುಲಿಂಗಾಹ ಹೇಳ್ತಾರೆ ತರವೋತ್ತಲಂ, ಭಾರಿ ಚಿಕ್ಕ ಚಿಕ್ಕ ಗ್ರಂಥಗಳು ಆದರೆ ಎಷ್ಟು ಎಫೆಕ್ಟಿವ್ ಗೊತ್ತಾ? ವಿಪಕ್ಷ ಕಕ್ಷಂ ಕ್ಷಿಣ್ವಂತಿ ಮಾರುತೇನ ತ್ವಯೇರಿತಾಹ. ಚಿಕ್ಕ ಕಿಡಿ ಕಾಡನ್ನು ಸುಡ್ತ್ಬಿಡುತ್ತೆ, ಚಿಕ್ಕ ಕಿಡಿ ಕಾಡನ್ನು ಸುಡುತ್ತೆ. ಏನಾದ್ರು ಸುಟ್ಟಿ ನೋಡಿದ್ದೀರಾ ಅಂದ್ರೆ ಬರೀ ಕಿಡಿ ಸುಡೋದಿಲ್ಲ, ಗಾಳಿ ಆಗ್ತಾ ಹೋಗ್ಬೇಕು, ಅದಕ್ಕೆ ಗಾಳಿ ಆಗ್ತಾ ಆಗ್ತಾ ಹೋದಂತೆ ದೊಡ್ಡ ಜ್ವಾಲೆಯಾಗಿ ಸುಟ್ಟಾಕಿಬಿಡುತ್ತೆ. ಗ್ರಂಥ ಚಿಕ್ಕದು ಬರೆದವ್ರು ಯಾರು ಗೊತ್ತಾ? ವಾಯುದೇವರು ಬರೆದಿದ್ದಾರೆ ಗೊತ್ತಾಯ್ತಾ? ಎಲ್ಲ ಗಾಳಿ ಆಗ್ತಾ ಆಗ್ತಾ ಏನ್ ಮಾಡುತ್ತದೋ, ವಿಪಕ್ಷ ಕಕ್ಷಂ ಕ್ಷಿಣ್ವಂತಿ ಎಲ್ಲಾ ಮತಗಳನ್ನು ಬೂದಿ ಮಾಡಿ ಹಾಕ್ಬಿಡುತ್ತೆ ಅಂತ ಹೇಳ್ತಾರೆ. ಎಲ್ಲಾ ಮತಗಳನ್ನು ಲೀಲಾಜಾಲವಾಗಿ ಬೂದಿ ಮಾಡಿ ಹಾಕ್ಬಿಡುತ್ತೆ. ಮಾರುತೇನ ಪ್ರಯೇರಿತ, ಯಾರ ಮಾತು ಮುಖ್ಯ? ಸ್ವಾಮಿಗಳು ಮಾತಾಡ್ತಾರೆ, ಎಷ್ಟು ಮಾತು ಇದೆ ಅದಕ್ಕೆ ಈಗಾಗಲೇ ಮಾತೆ. ಯಾರು ಮಾತಾಡ್ತಾರೆ? ವಕ್ತೃ ಶ್ರೋತೃ ಪ್ರಸಕ್ತಿರಾಮ್ ಯದಾಪ್ತಿರ ಅನುಕೂಲತಾ. ಆಚಾರ್ಯರ ಮಾತು ಅಂದ್ರೆ ವಾಯುದೇವರ ಮಾತು. ಅದಕ್ಕೆ ದೃಷ್ಟಾಂತ ಲಂಕಾಪಟ್ಟ ಸುಟ್ರಲ್ಲ ಹಾಗೆ ಅಂತ ಹೇಳ್ತಾರೆ. ಲಂಕಾಪಟ್ಟ ಹನುಮಂತಿಯವರು ಸುಟ್ಟು ತೋರಿಸಿದ್ರಲ್ಲ, ವಿಪಕ್ಷ ಕಕ್ಷಂ ಕ್ಷಿಣ್ವಂತಿ, ಒಂದ್ಸರಿ ಸುಟ್ಟರೆ ಸಾಲದಲ್ಲ, ಅರಗಿನ ಮೇಲೆ ಸುಟ್ಟು ತೋರಿಸಿದ್ರಲ್ಲ, ಎರಡನೇ ಸರ್ತಿ ಸಾಕಲ್ಲ. ಈಗ ಅದು ರಾವಣನಂತೂ ಇದು ದುರ್ಯೋಧನಂತೂ. ರಾವಣ ಅದರ ಮಹಾಖಳನಾಯಕ, ಇದರ ಮಹಾಖಳನಾಯಕ ದುರ್ಯೋಧನ, ಇಬ್ಬರನ್ನು ಸುಟ್ಟು ಹಾಕಿಬಿಟ್ರಲ್ಲ. ಕೊನೆಯದಾಗಿ ಸುಡ ಅಭ್ಯಾಸ ಮಾಡಿಕೊಂಡ್ರಲ್ಲ, ಇಲ್ಲಿ ದುರ್ಮತಗಳನ್ನೇ ಸುಟ್ಟಾಕಿಬಿಟ್ರು ಅಂತ ಹೇಳ್ತಾರೆ. ಎಲ್ಲಾ ದುರ್ಮತಗಳು ಬೆಂಕಿ ಇಟ್ಟುಬಿಟ್ರು. ಈ ಮಾತು ವಿದ್ಯಾಮಾನ್ಯ ತೀರ್ಥರು ಸಾಮಾನ್ಯ ಹೇಳುತ್ತಿದ್ದಂತ ಮಾತಿದ್ರು. ಅದು ಮೂರವತಾರದಲ್ಲೂ ಸುಡ ಕೆಲಸ ಮಾಡಿದ್ದಾರೆ ಆಚಾರ್ಯರು ಅಂತೆ. ಮೂರವತಾರದಲ್ಲೂ ಸುಡ ಕೆಲಸ ಮಾಡಿಬಿಟ್ಟಿದ್ದಾರೆ. ಯಾವುದನ್ನ ಕೆಟ್ಟದನ್ನು ಸುಡ್ತಾ ಇದ್ದಾರೆ ಅಷ್ಟೇ ಇದೆ, ಆದರೆ ಒಳ್ಳೆಯದನ್ನು ಸುಡ್ತಿದ್ದಾರೆ. ಇದೇ ಅನಿವಾರ್ಯ. ಈ ಒಳ್ಳೆಯದನ್ನು ಸುಟ್ಟರೆ ಕಲಿಯುಗ, ಕೆಟ್ಟದನ್ನು ಸುಟ್ಟರೆ ಕೃತಯುಗ ಅಷ್ಟೇ. ಅದು ಸುಡ ಕೆಲಸ ಆಗಲೇಬೇಕು, ಬೇರೆ ದಾರಿ ಇಲ್ಲ ಅದಕ್ಕೆ. ಆ ಹಿನ್ನೆಲೆಯಲ್ಲಿ ಆಚಾರ್ಯ ಕೆಲಸ ಮಾಡಿ ತೋರಿಸ್ತಾರೆ. ಅರಗಿನ ಮನೆ ನೋಟಕ್ಕೆ ಭಾರಿ ಚೆನ್ನಾಗಿ ಕಾಣಿಸ್ತಾ ಇದೆ, ಒಳಗೆ ಏನು ಗೊತ್ತಾ? ಕಾಂಚನ ರತ್ನ ಗೂಢಂ, ಒಳ್ಳೆಯ ಒಳಗೆ ನೋಡಿದ್ರೆ ವಿಷ. ಲಂಕಾ ಪಟ್ಟಣ ಅದು ಬಂಗಾರದ ಪಟ್ಟಣ, ಬಂಗಾರದ ಪಟ್ಟ ಸುಟ್ರು, ಬಂಗಾರದ ಮನೆ ಸುಟ್ರು. ಬಂಗಾರ ಆದ್ರೆ ಸುವರ್ಣ ಅಂದ್ರೆ ಶಾಸ್ತ್ರ, ವರ್ಣದಲ್ಲಿರ್ತಾವಲ್ಲ ಶಾಸ್ತ್ರ, ಅದಕ್ಕೆ ಅಲ್ಲಿ ವರ್ಣಾತ್ಮಕವಾದ ಪುರ ಸುಟ್ರು, ವರ್ಣಾತ್ಮಕವಾದ ಮನೆ ಸುಟ್ರು. ಇದರ್ಥ ಮಾಡಿ ವರ್ಣಾತ್ಮಕವಾದ ಈ ಗ್ರಂಥಗಳನ್ನು ಸುಟ್ರು ಆಚಾರ್ಯರು. ಮೂರನ್ನು ಆ ರೀತಿ ಸುಟ್ಟು ತೋರಿಸ್ತಾ ತಾವು ಹನುಮಂತನೇ ಆದವರು, ಭೀಮನೇ ಆದವರು, ಮಧ್ವಾಚಾರ್ಯರು ತಿಳಿಸಿಬಿಟ್ಟು ಪ್ರಕರಣಗಳನ್ನು ಓದಿ ನಿಮಗೆ ಅದಕ್ಕೆ ಹೇಳ್ತೀರಿ. ಸರ್ವಣ ಎಲ್ಲ ಒಂದಕ್ಕೆ ಬರೋದಿರಿ ಬೇಡ, ಪ್ರಕರಣ ಓದಿಬಿಡಿ ಸಾರ್. ನಿಮ್ಮ ಜೀವನದಲ್ಲಿ ಕೆಟ್ಟ ಪ್ರಕರಣ ಬರೋದಿಲ್ಲ ಅವನೇ ಅಂತ ಹೇಳ್ತಾರೆ. ಹಾಳಾಗುವ ಪ್ರಕರಣನೇ ಬರೋದಿಲ್ಲ, ಸುಖವಾಗಿದ್ದು ಬಿಡಬಹುದು. ಓದಕ್ಕೆ ಎಷ್ಟಿಸ್ಬೇಕು ನಿಮಗೆ? ಫಾಸ್ಟ್ ಆಗಿ ಓದಿ, ಕೆಲವು ಗ್ರಂಥ ಫಾಸ್ಟ್ ಆಗಿ ಓದಿಬಿಡಿ, ಕೆಲವನ್ನು ನಿಧಾನವಾಗಿ ಓದಿ. ಇವತ್ತು ಆಫೀಸ್ಗೆ ಹೋಗ್ತಿರ್ತೀವಿ, ಲೆಟರ್ ಬರುತ್ತೆ, ಏನ್ ಮಾಡ್ತೀವಿ ನಾವಾಗ? ಅರ್ಜೆಂಟ್ ಇರುತ್ತೆ, ಸುಮ್ಮನೆ ಓದ್ಬಿಡ್ತಾನೆ ಬೇಗ, ಅವ್ರು ನಿಧಾನವಾಗಿ ಆಮೇಲೆ ಓದ್ತಾನೆ. ಸರ್ವಗುಣ ಸತ್ಯವನ್ನು ಕೇಳಿಬಿಡ್ಬೇಕು, ಬಾಧ್ಯವಾಗಿದ್ದಕ್ಕೆ ಸರ್ವಗುಣ ಕೇಳ ಸತ್ವಿ ಅಂತ ಆಗಿ ಬಿಟ್ರೆ ನಾ ಸತ್ತಲ್ಲ ಬದುಕಿದೀವಿ ಅಂತ ಅರ್ಥ. ನಿಮಗೆ ಅರ್ಥ ಆಗಷ್ಟಾಗಲಿ. ಗಂಗಾ ಸ್ನಾನ ಯಾರು ಹೆಂಗ್ ಮಾಡ್ತಾರೆ? ಸ್ವಾಮಿಗಳ ಸ್ನಾನ ಮಾಡಿ ನಾವು ಸ್ನಾನ ಮಾಡ್ತೇವೆ. ಅಂದ್ರೆ ನೀರು ಪೋಷಣೆ ಮಾಡಿಕೊಂಡ್ರೆ ಸ್ನಾನ ತಾನೆ? ಅಂದ್ರೆ ಕೇಳಿಲ್ಲ ಅಂತ ಆಗಬಾರ್ದು. ಕೇಳಿಲ್ಲ ಅಂತ ಆಗಬಾರ್ದು, ಕೇಳಿದ್ದೇವೆ. ತಿಳ್ಕೊಂಡು ನಮ್ಮ ಯೋಗ್ಯತೆ ಅಷ್ಟೇ ಇದೆ. ಸುಧಾ ಓದಿದ್ರೆ ಯಾರು ಬಂದಿರ ತಿಳ್ಕೊಳ್ಳೋದಿಲ್ವಲ್ಲ? ಸುಧಾ ಓದಿದ್ರೆ ಹೇಗಲ್ರಿ ಒಂದೇ ರೀತಿ ಅರ್ಥ ಆಗೋದಿಲ್ವೋ? ಆಚಾರಗಂತ ಓದಿದೀವಿ, ಮುಟ್ಟಿದೀವಿ ಸಾಕಲ್ಲ, ನಮ್ಮ ಕಿವಿಯೊಳಗೆ ಒಂದು ಮಾತು ಬಂತಲ್ಲ, ಬೇಕಾದಷ್ಟಾಯ್ತು. ಕಣ್ಣಿಗೆ ಕಾಣಿಸ್ತು, ಕಿವಿ ಕೇಳಿಸ್ತು, ಮನಸ್ಸಿಗೆ ಮುಟ್ಟಿತು ಅಂದ್ರೆ ನಮ್ಮ ಜೀವನ ಎಂದೂ ಕೂಡ ಪರಮ ಸಾರ್ಥಕವಾಗುತ್ತಾದ್ರಿಂದ ಚಿಕ್ಕದಂತ ಆಚಾರ್ಯ ಬಂದ್ರೆ ಟೈಮ್ ಇಲ್ಲ ಅಂತ ಹೇಳಬೇಡಿ ಅಂತ ಹೇಳಿದ್ದಾರೆ. ಆಮೇಲೆ ಅದರಲ್ಲಿ ಸ್ವಲ್ಪ ದೊಡ್ಡದು ಅರ್ಥ ಬಂದ್ರು, ತತ್ವೋದ್ಯೋತ ಬರೀತಾರೆ ಆಚಾರ್ಯ ಎಲ್ಲ ಒಂದ್ ಕಡೆಗೆ ಉಪನ್ಯಾಸ. ಪುಂಡರೀಕಪುರಿ ಬಂದು ಸೋತೋದ, ಎಲ್ಲ ಅದ್ವೈತಿಗಳು ಕೂತಿದ್ದಾರೆ, ಗ್ರಂಥ ಕದ್ದುಬಿಟ್ಟಿದ್ದಾರೆ ಆಚಾರ್ಯ ಅಂದ್ರೆ ಕದ್ದು ಹಾಕಿಬಿಟ್ಟಿದ್ದಾರೆ. ಆಚಾರ್ಯ ಹೇಗೆ ಮಾತಾಡ್ತಾರೆ ನೋಡ್ಬೇಕು ಅಂತ ಕಾಯ್ತಿದ್ದಾರೆ. ಪುಸ್ತಕ ನೋಡ್ಕೊಂಡು ಮಾತಾಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಪಾಪ ಅವರು. ಎಂಥ ಮೂರ್ಖರು ಅಂದ್ರೆ ಪಂಚಾಂಗ ನೋಡಿ ಸೂರ್ಯ ಹುಡ್ತಾರೆ ಅಂತ ತಿಳ್ಕೊಂಡ್ರೆ ಹಾಗಾಗಿ ನಾ ಪಂಚಾಂಗ ಸೂರ್ಯ ಹುಟ್ಟು ಸೂರ್ಯ ಹುಡ್ತಾರೆ ಅಂದ್ರೆ ಒಂದೊಂದು ಪಂಚಾಂಗ ಆದ್ರಿಂದಾಗೇನೆ ಸೂರ್ಯ ಪೆಂಡಿಂಗ್ ಇಟ್ಬಿಡ್ತೇವೆ, ಸದ್ಯ ಕೊಟ್ಟೋದಿಲ್ಲ ಕೆಲವು ದಿವಸ ಅಂತೇಳಿ. ಯಾರ ಪಂಚಾಂಗ ಇವತ್ತೊಂದು ಹೊಂದಾಣಿಕೆ ಅರ್ಥ ಇಲ್ಲ ಅದರಿಂದಾಗೇನೆ ಸೂರ್ಯ ಪಂಚಾಂಗ ನೋಡಿ ಹುಟ್ಟೋದಿಲ್ಲ. ಆಚಾರ್ಯ ಪುಸ್ತಕ ನೋಡಿ ಮಾತಾಡ್ತಿರ್ಲಿಲ್ಲ, ಆಸ್ತಿ ಅವರ ಪುಸ್ತಕ ಯಾರು ಇಟ್ಟಿರ್ಲಿಲ್ಲ ನೆನಪಿರ್ಬೇಕು. ಆಚಾರ್ಯ ಪುಸ್ತಕ ನೋಡಿ ಮಾತಾ ಪುಸ್ತಕ ಮಾತ್ರ ಇಟ್ಟಿದ್ದಾವೆ ಜಾತಕ್ಕೆ, ಓ ಶಿಷ್ಯರಿಗೆ ತೋರ್ಸಕ್ಕೆ ಬೇಕೇ ಬೇಕು ಅಂತ ಹೇಳಿಬಿಟ್ಟು. ಹೈಗ್ರೀರ್ ಎರಡು ಕೈಲಿ ಪುಸ್ತಕ ಇದೆ, ಯಾತಕ್ಕೆ ಅವ್ರಿಗೆ ಬೇಕು ಅಂತಲ್ಲ, ಪುಸ್ತಕ ಹಿಡಿದು ಓದಿರಿ ಅಂತ ನಮಗೆ ಹೇಳೋದಕ್ಕೋಸ್ಕರ. ಈ ಹಿನ್ನೆಲೆಯಲ್ಲಿ ಆ ಲೈಬ್ರರಿನ ಹಾರಿಸಿಬಿಟ್ಟಿದ್ರು. ತಕ್ಕ ಆಚಾರ್ಯ ಏನ್ ಮಾಡಿದ್ರು, ಪುಸ್ತಕ ಇಲ್ದಿದ್ದಾಗೋ ಪುಸ್ತಕ ಇದ್ರೂ ಅಷ್ಟೇ, ಪುಸ್ತಕ ಇಲ್ಲೋದ್ರೂ ಅಷ್ಟೇ, ಅದ್ಭುತವಾದ ಪ್ರವಚನವನ್ನು ಮಾಡಿದರು. ಅದೇ ತತ್ವೋದ್ಯೋತವಾಯಿತು ಅಂತ ಹೇಳ್ತಾ, ಅದೇ ತದ್ವಿಗತ ವಿಭಿನ್ನ ಮುಕ್ತತ್ವ ಅಂತ ಶುರು ಮಾಡಿಬಿಟ್ಟು ಅಪೂರ್ವವಾದ ರೀತಿಯಲ್ಲಿ ಆಚಾರ್ಯರು ಮಾಡಿದ ಪ್ರವಚನ ಹಾಗೆ ದಾಖಲಾಯಿತು. ಪ್ರವಚನ ರೆಕಾರ್ಡ್ ಮಾಡೋ ಪದ್ಧತಿ ತಂದಿದ್ದು ಆಚಾರ್ಯ. ಈ ಮಧ್ಯೆ ಪ್ರವಚನ ರೆಕಾರ್ಡ್ ಅನ್ನು ನೋಡ್ತಿದ್ದೇವೆ, ಅಲ್ಲಿಗೆ ಫಸ್ಟ್ ಮಾಸ್ಟರ್ ರೆಕಾರ್ಡ್ ಆಚಾರ್ಯ ಮಾಡಿಸಿದ್ದ ಅದನ್ನ. ಇವತ್ತಿಗೂ ತತ್ವೋದ್ಯೋತ ಚೈತೀರ್ಥ ಟೀಕಾ ಬರೀತಾ ಇದ್ದಾರೆ. ಆಮೇಲೆ ವಿಷ್ಣು ತತ್ವ ನಿರ್ಣಯ ಅದಂತೂ ಅರ್ಜುನ ಅಂತ ಕರೆದು ಬಿಟ್ಟಿದ್ದಾರೆ. ಏಕಾಕಿ ಕಿಲ ಯಶ್ಚಕ್ರೆ ಪದಂ ಮೌಲಿಷು ವಿದ್ವಿಷಾಂ ತತ್ವ ನಿರ್ಣಯ ಪಾರ್ಥೋಯಂ ಕೇನ ನಾಮನ ಪೂಜ್ಯತೆ. ಒಬ್ಬ ಅರ್ಜುನ ಉತ್ತರ ಗೋಗ್ರಹದ ಕಾಲಕ್ಕೆ ಅಷ್ಟು ಜನಗಳನ್ನ ಹೇಗೆ ಮೆಟ್ಟಿ ನಿಂತರಲ್ಲ, ಒಂದು ತತ್ವ ನಿರ್ಣಯ ಓದಿಬಿಡಿ ನೀವು, ನಿಜವಾಗಲೂ ಸೋಲೇ ಬರೋದಿಲ್ಲ ಅಂತ ಹೇಳ್ತಾ. ಎಂಥ ವಾದ್ಯ ಬಂದರೂ ಸೋಲು ಬರೋದಿಲ್ಲ. ಯಾರು ಬರಬಹುದು ನಿಮಗೆ? ಚಾರಣಾಕರಿಂದ ಶುರುವಾಗ ಎಲ್ಲ ಖಂಡನೆ ಮಾಡ್ತಾ ಇರೋದು ಆಚಾರ್ಯರು. ಯಶತವು ನಾಭಿಮತವು ನಾಸವು ಸಮಯಿ ಸಮಯ ಪ್ರಯೋಜನಾಭಾವ ಇಷ್ಟು ಹೇಳಿಬಿಟ್ಟು ಖಂಡನೆ ಮಾಡ್ತಾ ಹೋಗ್ತಾ ಹೋಗ್ತಾರೆ. ಚಾರವಾಕ ಹೋಗ್ತಾರೆ, ಅವ್ರು ಹೋಗ್ತಾರೆ, ಇವ್ರು ಹೋಗ್ತಾರಲ್ಲ, ನೆನಪಿರಲಿ, ಯಾವ ವಾದಿಗಳು ಎದುರಿಗಿಲ್ಲ, ನಮ್ಮೊಳಗೆ ಇದ್ದಾರೆ ಅಂತ ಹೇಳ್ತಾ. ಚಾರವಾಕ ನಮ್ಮೊಳಗೆ ಇರುತ್ತೆ, ಬೆಳಿಗ್ಗೆ ಹೇಳ್ಬೇಕಾದ್ರೆ ಚಾರವಾಕ ಯಾರಿದ್ದೆ ಏನು ಬಿಡಿ ಆರಾಮ ಮರ್ಕೊಂಬಿಡೋಣ ಅಂತಾನೆ ಚಾರವಾಕ ಬುದ್ಧಿ. ಅದು ಸೋತ್ಕೊಂಡು ಮರ್ಕೊಂಡ್ಬಿಡ್ತಾನೆ. ಅಷ್ಟ ಚಳಿ ಇರುತ್ತೆ, ಚಾರವಾಕಾದ್ರೆ ಚಾರವಾಕರೇ, ದೇವರಿಲ್ಲ ಜನರಿಲ್ಲ. ಆಮೇಲೆ ನಿರಾಹಾರ ಬರ್ತಾನೆ, ತಾನೇ ಕಾಫಿ ಕುಡಿತಾರೆ ಅದ್ವೈತಿಯಾಗ. ನಾನೇ ದೇವರು ಅಂತ ತಿಳ್ಕೊಂಡಾಗಾಯ್ತಲ್ಲ, ದೇವರಿಗೆ ಅಭಿಷೇಕ ಎಲ್ಲ ತಾನೇ ಕುಡಿದು ಬಿಡ್ತಾನೆ ಅಂತ ಹೇಳಿದ್ರೆ ಕಥೆ ಮುಗೀತು. ನಮ್ಮ ಜೀವನದ ಎಲ್ಲ ಇದೆ, ಬರೀ ಕರ್ಮಾಚರಣೆ ಮಾಡ್ತಾರೆ, ಮೀಮಾಂಸಕರಾಗಿಬಿಡ್ತಾನಾಗ, ಮೀಮಾಂಸಕರಾಗ್ತಾನೆ. ಇದೇ ರೀತಿ ಯೋಚನೆ ಮಾಡ್ತಾ ನಮ್ಮ ಜೀವನದಲ್ಲಿ 24 ಎಲ್ಲ ಮಾತ್ರ ಒಂದು ದಿವಸಕ್ಕೆ ಬರುತ್ತೆ ನಮ್ಮ ಜೀವನದಲ್ಲಿ. ಅದೆಲ್ಲ ಖಂಡನೆ ಆಗಬೇಕಾಗ, ಅದಿಷ್ಟು ಖಂಡನೆ ಯಾವಾಗ ತತ್ವ ನಿರ್ಣಯ ಓದಿಬಿಡಿ, ಯೋಚನೆನೇ ಇಲ್ಲ. ಯಾರು ವೇದ ಓದ್ತಾರೆ ಈಗಿನ ಕಾಲಕ್ಕೆ? ಯಾರು ವೇದ ಓದ್ತಾರೆ ಹೇಳಬೇಡಿ. ಅಪೌರುಷೇಯತ್ವ ವೇದಶ್ಯ, ವೇದಗಳು ಅಪೌರುಷೇಯ. ಈ ಮಾತನ್ನು ತುಂಬಾ ಜನ ಮತಾಚಾರ ರೂಪಿದ್ರು, ಸಮರ್ಥವಾದ ಆಚಾರ ರೂಪರೇನೆ. ಇವತ್ತು ಯಾವುದೇ ಅದ್ವೈತ ಭಾಷೆಯಲ್ಲಿ ಮಾಯಾ ವೇದಾಪುರುಷ ಸಮರ್ಥನೆ ತೋರಿಸಿ ನೋಡೋಣಂತೆ, ಸಿಗೋದಿಲ್ಲ. ವೇದಾಪುರುಷತ್ವವನ್ನು ಸಮರ್ಥವಾಗಿ ತಿಳಿಸಿದ ಆಚಾರ ಒಬ್ಬರೇನೆ. ವೇದ ಒಪ್ಪೋದು ಬೇರೆ, ಪ್ರೂವ್ ಮಾಡೋದು ಬೇರೆ. ಆಚೆ ಎರಡು ರೀತಿ ಪ್ರೂವ್ ಮಾಡ್ತಾರೆ, ಒಂದು ವಾಕ್ಯಾರ್ಥದಲ್ಲಿ ಪ್ರೂವ್ ಮಾಡ್ತಾ ಹೋಗ್ತಾರೆ. ಯಾತಕ್ಕೆ ಅಂತ ಹೇಳ್ತಾ ಇದಿಷ್ಟು ಕಾರಣ ಕೊಟ್ಟುಬಿಟ್ಟು ವೇದಗಳು ಅಪೌರುಷೇಯವಾಗಿದೆ ಅಂಥೇಳಿ ಅಪೌರುಷೇಯತ್ವಂಚ ಸ್ವತಯೇವ ಸಿದ್ಧಂ ಪ್ರೂವ್ ಮಾಡ್ತಾರೆ. ಇನ್ನು ವಾಕ್ಯಾರ್ಥ ಮಾಡೋದ್ರೆ ಅನುಕೂಲ ಆಯಿತು, ಉಳಿದ ಹೇಗೆ ಗೊತ್ತಾಗಬೇಕು? ಗೋಮತಿ ತೀರಕ್ಕೆ ಆಚಾರ್ಯ ಹೋಗಿದ್ರು, ಒಬ್ರು ಬಂದ, ಆಚಾರ್ಯ ವೇದಗಳೇನು ಪ್ರಯೋಜನ ಇಲ್ಲ, ಹೇಳಿದ ಕೆಲಸ ಆಗೋದಿಲ್ಲ. ನಮ್ಮ ಜನಕ್ಕೆ ಕರೆಂಟ್ ಕನೆಕ್ಷನ್ ಸರಿಯಾಗಿದೆಯಲ್ಲ ಅಂತ ಹೇಳಿ ಎಕ್ಸ್ಪರ್ಟ್ ಮಾಡೋದು ಬೇರೆ, ನಮಗೆ ಅದೆಲ್ಲ ಗೊತ್ತಾಗೋದಿಲ್ಲ. ಸ್ವಿಚ್ ಹಾಕಿರೋ ಬಂದ್ರೆ ಕರೆಕ್ಟ್ ಇದೆ ಅಂತ ಅರ್ಥ. ನಾವು ಒಳಗೆ ಕನೆಕ್ಷನ್ ನೋಡೋದಿಲ್ಲ, ಸ್ವಿಚ್ ಹಾಕಿ ನೋಡ್ತೇವೆ ಅಷ್ಟೇ, ಸಾಮಾನ್ಯರಿಗೆ ಗೊತ್ತಾಗೋದು ಅಷ್ಟೇನೆ. ಇವತ್ತು ವೇದದಲ್ಲಿ ಹೇಳಿದ್ದು ನಡೆದರೆ ವೇದ ಪ್ರಮಾಣ, ನಡೆದವರಿಗೆ ಪ್ರಮಾಣ ಅಲ್ಲ ಅಂತ ಹೇಳಿದ. ಅಷ್ಟೇ ಅಲ್ಲ, ನಡೀತಾ ಇಲ್ಲ ಅಂತ ಹೇಳಿದ ಅವನು. ನೋಡಿ ಹೇಳ್ತಿದ್ದೆ, ಎಷ್ಟು ದಿವಸ ಆಯ್ತು ನಡೀತಿದ್ದೇನೆ. ಯಾವ ಔಷಧೀಹಿ, ಆ ಸೂಕ್ತಕ್ಕೆ ಏನು ಪ್ರಯೋಜನವೇ ಕಂಡಿಲ್ಲ. ಅದಕ್ಕೆ ಉನ್ಮತ್ತ ಪ್ರಣಪಿತವನ್ ನತದ್ಧಿಮಾನಂ ಹುಚ್ಚರವಾದ ವೇದಗಳು ಅಂತ ಹೇಳಿದ. ಆಚಾರ್ಯ ಏನ್ ಮಾಡಬಹುದು, ಅವ್ರಿಗೆ ತಿಳಿದ ಬುದ್ಧಿ ಇಲ್ಲ, ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಬುದ್ಧಿ ಇಲ್ಲ, ವಾಕ್ಯ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ ಅವನಿಗೆ. ಅಂಥವ್ರಿಗೆ ಯಾಕೆ ಉತ್ತರ ಕೊಡಬೇಕು? ನಾವಾದ್ರೆ ಹೋಗಿ ಅಂತ ಕಳಿಸಿಬಿಡ್ಬೋದು ಅಷ್ಟೇ, ಇಲ್ಲ ತೋರಿಸ್ತೇನೆ ಅಂತ ಹೇಳ್ತಾರೆ. ನೀವು ತೋರಿಸ್ಬೇಕು ಹೋದಲ್ಲ ಈಗ ಕೊಡು ಅಂತ ಹೇಳಿದ್ರು. ಹೇಳಿ ಅವನು ಎದುರಿಗೆ ಹೇಳ್ತಿದ್ದಾರೆ. ಅವ್ರು ಹೇಳಿ ಮುಗಿಯ ಹೊತ್ತಿಗೆ ಅಂಕುರ ಬಂದ್ರೆ ಸಾಕಾಗಿತ್ತು. ಅದಕ್ಕೆ ಅಂಕುರ ಅಷ್ಟೇ, ಅಂಕುರ ಬರಲಿಲ್ಲ. ಅಂಕುರ ಬೆಳೆದು ಮರ ಗಿಡ ಹೊಡೆದು ಅದ್ರ ಕಾಳು ಬಿಟ್ಟು ತೊಗೊಳಯ್ಯ ಅಂತ ಕಾಳು ಕೊಟ್ಟರಂತ ಕ್ಷಣಕ್ಕೆ. ಈ ಕಥೆ ಕೇಳಿದಾಗ ಎಷ್ಟು ವೇದಪೂರ್ ಈ ರೀತಿ ಯಾರು ಸಮರ್ಥನೆ ಮಾಡಿದವರು ಇದ್ದಾರಾ? ಸಾಧ್ಯನೇ ಇಲ್ಲ. ಅಂದ್ರೆ ಪ್ರತ್ಯಕ್ಷವಾಗಿ ತೋರಿಸಿದ್ರು, ವಾದದಿಂದಲೂ ತೋರಿಸಿಕೊಡ್ತಾರೆ ಆಚಾರ್ಯರು. ಅದು ತತ್ವ ನಿರ್ಣಯದ ಪ್ರಾಕ್ಟಿಕಲ್ ಭಾಗನೇ ಆಚಾರ ಮಾಡಿಸಿಕೊಳ್ಸೋದು ಭಾಗ. ಇದು ಅರ್ಥ ಮಾಡಿಕೊಂಡು ವೇದಗಳು ಪ್ರಮಾಣ ಇಷ್ಟು ತಿಳ್ಕೊಂಡ ಮೇಲೆ ಇನ್ನೇನು ವೇದ ಓದಕ್ಕೆ ಹೋಗೋದು ಬಿಟ್ಟುಬಿಡಿ. ಗಾಯತ್ರಿ ಹೇಳಿದ್ರೆ ಶುರು ಮಾಡಿದ್ರೆ ಸಾಕು. ವೇದಗಳು ಪ್ರಮಾಣ ಅಂತ ಹೇಳಿದ ಮೇಲೆ ವೇದ ಮಾತಾತ ಗಾಯತ್ರಿ. ಯಾರು ಸಂಧ್ಯಾವನ್ನೇ ಮಾಡೋದಿಲ್ಲ, ವೇದ ಅಪ್ರಮಾಣ ಅಂತ ಹೇಳಿದ ಲೆಕ್ಕ ನೆನಪಿರಬೇಕು. ವೇದ ಅಪ್ರಮಾಣ ಹೇಳಿದಂತೆ ಲೆಕ್ಕ. ಗಾಯತ್ರಿ ಮಂತ್ರ ಒಂದು ಹೇಳಿಬಿಡಿ, ಸಮಸ್ತ ಶಾಸ್ತ್ರ ಪಾರಾಯಣ ಮಾಡಿದ ಫಲ ಬರುತ್ತೆ ಅಂತ ಹೇಳ್ತಾ. ಅದು ಗಾಯತ್ರಿಯ ವೈಭವವನ್ನು ಆಚಾರ ತೋರಿಸ್ತಾ ಅನೇಕ ಕೆಲಸ ಮಾಡ್ತಾ ಇದ್ದಾರೆ. ತತ್ವ ನಿರ್ಣಯದಲ್ಲಿ ಎಂಥೆಂಥ ಆರ್ಗ್ಯುಮೆಂಟ್ಸ್ ಕೊಡ್ತಾರೆ ಆಚಾರ್ಯ ನೋಡಬೇಕು. ಪರಮಾಶ್ಚರ್ಯವಾಗುತ್ತೆ. ಜಗತ್ತು ಸುಳ್ಳು, ಜಗತ್ತು ಸುಳ್ಳು ಅಂತ ಹೇಳ್ತಾರಲ್ಲ ಆಚಾರ್ಯ, ಹೇಳ್ತಾರೆ ಜಗತ್ತು ಸುಳ್ಳು ಅಂತ ಹೇಳಿಬೇಡಿ, ಎರಡು ಜಗತ್ತು ಸತ್ಯ ಅಂತ ಒಪ್ಕೋಬೇಕಾಗುತ್ತೆ ಅಂತ ಹೇಳ್ತಾರೆ. ಎರಡು ಜಗತ್ತು ಸತ್ಯ ಅಂತ ಒಪ್ಕೋಬೇಕಾದ್ ಗೊತ್ತಾಯ್ತು. ಸತ್ಯ ಅಂತ ಒಪ್ಕೊಂಬಿಡಿ, ಭಾರಿ ಸಿಂಪಲ್ ಅಂತ ಹೇಳ್ತಾರೆ. ಜಗತ್ ಸತ್ಯ ಅಂತ ಒಪ್ಬೇಕಾದ್ರೆ ಭಾರಿ ಸಿಂಪಲ್, ಜಗತ್ ಸತ್ಯ ಅಷ್ಟೇ. ಜಗತ್ ಸುಳ್ಳು ಅಂತ ಒಪ್ಕೋಬೇಕಾದ್ರೆ ಏನಾಗಬೇಕು ಗೊತ್ತಾ ನಿಮಗೆ? ಇದು ಜಗತ್ತು ಅಂತ ತರಿಸ್ಬೇಕಾದ್ರೆ, ಇದು ಬೆಳ್ಳಿ ಅಂತ ತರಿಸ್ಬೇಕಾದ್ರೆ ಮತ್ತೆ ಬೆಳ್ಳಿ ನೋಡಿರ್ಬೇಕು ನೀವು, ಬೆಳ್ಳಿ ಇರಬೇಕದು. ಮತ್ತು ಬೆಳ್ಳಿ ಇರಕ್ಕೆ ಒಂದು ಜಾಗ ಒಂದು ಬೇಕು. ಎರಡಿಲ್ಲದ ಅವ್ರಿಗೆ ಒಂದು ಸುಳ್ಳಾಗಲು ಸಾಧ್ಯ ಇಲ್ಲ. ಹಗ್ಗ ಸುಳ್ಳಾಗಬೇಕಾದ್ರೆ ಒಂದು ಹಗ್ಗ ಹಾವು ಅಂತ ತಿಳ್ಕೊಂಡ್ವಿ, ಒಂದು ಹಾ ನಿಜವಾದ ಹಾವು ಒಂದ್ ಕಡೆ ಇತ್ತು ಅದನ್ನ ನೋಡಿದ್ವಿ, ಹಗ್ಗ ಇತ್ತು ಅದನ್ನ ನೋಡಿದ್ವಿ, ಈಗ ಹಗ್ಗನ ಹಾವು ಅಂತ ತಿಳ್ಕೊಂಡ್ವಿ ಅಷ್ಟೇ. ಒಂದು ಹಗ್ಗ ಹಾವು ಅಂತ ತಿಳ್ಕೊಂಡು ಹಾವು ಸುಳ್ಳು ಅಂತ ಆಗ್ಬೇಕಾದ್ರೆ ಹಗ್ಗನೂ ಇರಬೇಕು ಹಾವು ಇರಬೇಕು, ಹೌದಲ್ಲ? ಇವತ್ತು ಒಂದು ಜಗತ್ ಸುಳ್ಳಾಗಬೇಕಾದ್ರೆ ಎರಡು ಜಗತ್ತು ಇರಬೇಕಾಗಿದ್ರೆ, ಒಂದು ನಿಜವಾದ ಜಗತ್ತು ಎರಡು ಇರಬೇಕು, ಒಂದು ಜಗತ್ ಸುಳ್ಳಾಗಬೇಕಾದ್ರೆ. ಅರ್ಥ ಆಯ್ತಾ? ಭ್ರಾಂತಿ ಕಲ್ಪಿತತ್ವೇಚ ಜಗತಃ ಸತ್ಯಂ ಜಗದ್ವಯಂ ಅಪೇಕ್ಷಿತಂ. ಅಂದ್ರೆ ನೀವು ಜಾಸ್ತಿ ನಮಗಿಂತ ದ್ವೈತಗಳಾಗಿಬಿಡ್ತೀರಿ ಅಂತ ಹೇಳ್ತಾರೆ. ನಮಗಿಂತ ಜಗತ್ ಸತ್ಯತ್ವ ಹೇಳ್ತಿದ್ದೀರಿ, ಭಾರಿ ದೊಡ್ಡದು ನೀವೆಲ್ಲ ಕೂಡ. ಒಂದ್ ಜಗತ್ತು ಒಪ್ಕೊಂಬಿಡಿ ಸಾಕು. ಅದಕ್ಕೆ ನಮ್ಮ ಪದ್ಧತಿ ಉಂಟು, ಸತ್ಯ ಹೇಳೋ ಸುಲಭ, ಸುಳ್ಳು ಹೇಳೋದು ಕಷ್ಟ ಅಂತೇಳಿ. ಸುಳ್ಳು ಹೇಳಬೇಕು ಬರ್ಕೊಂಡಿರ್ಬೋ, ಒಬ್ಬರು ಏನೋ ಹೇಳ್ಬಿಡ್ತಾರೆ, ಆಮೇಲೆ ಏನು ಹೇಳಿದ್ದೆ ಜ್ಞಾಪಕ ಮಾಡ್ಕೊಳ್ತಾರೆ. ಸತ್ಯ ಸಿಂಪಲ್, ಯಾವಾಗ ಹೇಳಿದ್ರು ಕೂಡ ಸತ್ಯ ಸರಳ, ಸತ್ಯ ನೇರ, ಸತ್ಯ ಸರಳ, ಸತ್ಯ ನಾವು ತಾರಕ. ಆದ್ರೆ ಸುಳ್ಳು ಎಲ್ಲರೂ ಡೇಂಜರ್, ಹೇಳೋದಕ್ಕೆ ಕಷ್ಟ, ಮಾಡೋದಕ್ಕೆ ಕಷ್ಟ, ಪರಿಣಾಮ ಅಂತೂ ಭಾರಿ ಕಷ್ಟ. ಸತ್ಯವನ್ನು ಹೇಳ್ತಾ ಆಚಾರ್ಯ ಎಷ್ಟು ಶ್ರೇಷ್ಠವಾದ ಸಿದ್ಧಾಂತ ಕೊಟ್ಟಿದ್ದಾರೆ. ಭ್ರಾಂತಿ ಕಲ್ಪಿತತ್ವೇತ ಜಗತಃ ಸತ್ಯಂ ಜಗದ್ವಯಂ ಅಪೇಕ್ಷಿತಂ. ಒಂದಿಷ್ಟು ಹೇಳೋದಾದರೆ ವಿಶ್ವತ್ವದ ಅನೇಕ ಪ್ರಕರಣಗಳ ಸಂಗಮ. ಯಾತಕ್ಕೆ ದ್ವೈತ ಸರಿ ಅನ್ನೋದನ್ನ ಆಚಾರ್ಯ ಹೇಗೆ ಪ್ರೂವ್ ಮಾಡ್ತಾರೆ? ಮೋಕ್ಷೋ ಹಿ ಪರಸರೋ ಪುರುಷಾರ್ಥೋತ್ತಮ, ಮೋಕ್ಷ ದೊಡ್ಡ ಪುರುಷಾರ್ಥ. ಸುಮ್ಮನೆ ಸರಳವಾದ ವಾಕ್ಯ,
ಮೋಕ್ಷವೇ ಸರ್ವ ಪುರುಷಾರ್ಥೋತ್ತಮ. ಅದು ವಿವರಣೆ. ಅನಿತ್ಯತ್ವ ಸದುಃಖತ್ವ ನ ಧರ್ಮಾದ್ಯಾಹ ಪರಂ ಸುಖಂ ಮೋಕ್ಷ ಏವ ಪರಾನಂದ ಸಂಸಾರೇ ಪರಿವರ್ತತಾಂ ಇತಿ ಭಾರತೆ. ಒಂದು ವಾಕ್ಯ ಕೊಟ್ಟು ಉಳಿದ ಯಾವುದು ಸಂವೇಕವೆಲ್ಲ ಕೂಡ ಅನಿತ್ಯತ್ವ ಸದುಃಖತ್ವ ಬೇರೆ ಎಲ್ಲವೂ ಕೂಡ ಅನಿತ್ಯ ಮತ್ತು ಸದುಃಖ. ಎಲ್ಲ ಪದಾರ್ಥ ಖಂಡ ಪದಾರ್ಥಗಳ ಎಂಥ ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅನಿತ್ಯ ಮತ್ತು ಸದುಃಖ. ದುಃಖ ಇದೆ ಅವ್ರಿಗೆ, ದುಃಖ ಜಾಸ್ತಿ. ಈಗ ಗೊತ್ತಾಯ್ತು ಪ್ರೈವೇಟ್ ಚೀಫ್ ಮಿನಿಸ್ಟರ್ ದುಃಖ ಎಷ್ಟು ಅಂದ್ರೆ ಮನೆ ಕೆಲಸವ್ರ ರಾಶಿ ಒಂದು ತಿಂಗಳಾರು ಸಂಬಳ ಬರುತ್ತೆ ಗ್ಯಾರಂಟಿ ಅಂತ ತಿಳ್ಕೊಂಡಿರ್ಬಹುದು, ಯಾವಾಗ ಹೋಗ್ತಾರೋ ಗೊತ್ತಿರೋದಿಲ್ಲ ಅವರು. ಅನಿತ್ಯತ್ವ ಸದುಃಖತ್ವ ನಾ ಧರ್ಮಾದ್ಯ ಪರಂ ಸುಖಂ. ಧರ್ಮಾದಿಗಳು ಪರಸುಖ ಅಲ್ಲ, ಮೋಕ್ಷ ಏವ ಪರಾನಂದ. ಈ ಒಂದು ಮಾತು ತಲೆಯಲ್ಲಿ ಕೂತಿದ್ರೆ ಭೌತಿಕ ಪ್ರಪಂಚದ ಹೋಗೋದೇ ಇಲ್ಲ. ಅನಿತ್ಯ ಅದು ಸದುಃಖ, ಅನಿತ್ಯ ಸದುಃಖ, ಇದೆರಡು ತಲೆಯಲ್ಲಿ ಯಾವಾಗಲೂ ಕೂತಿರಬೇಕು. ಮೋಕ್ಷನೇ ನಿತ್ಯ, ಇದು ಭಾರತ ಹೇಳ್ತಾ ಇದೆ. ಧರ್ಮಾರ್ಥ ಕಾಮ ಸರ್ವೇಪಿ ಅನಿತ್ಯ ಮೋಕ್ಷ ಏವ ಹಿ ನಿತ್ಯಸ್ತಸ್ಮಾತ್ ತದರ್ಥಾಯ ಯತೇತ ಮತಿಮಾನ್ ನರಹ ಇತಿ ಬಾಲ್ಯವೇಯ ಶ್ರುತಿ. ಇನ್ನೊಂದು ವಾಕ್ಯ, ಒಂದು ಶ್ರುತಿ ಒಂದು ಸ್ಮೃತಿ. ಬಾಲ್ಯವೇ ಶ್ರುತಿ ಹೇಳ್ತಾ ಇದೆ ಧರ್ಮಾದಿಗಳು ಸುಖ ಅಲ್ಲ. ಯಾವುದು ಸುಖ ಆಗಿದ್ರೆ ಧರ್ಮಾರ್ಥ ಕಾಮಾ ಸರ್ವೇಪಿ ನನಿತ್ಯ ಮೋಕ್ಷ ಏವ ಹಿ ನಿತ್ಯ ಅದಕ್ಕೆ ಪರಾನಂದ ತಸ್ಮಾತ್ ಮತಿಮಾನ್ ಯತೇ ತದರ್ಥಾಯ ಯತೇತ ಮತಿಮಾನ್ ನರಹ ಅಂತ ಹೇಳ್ತಾ ಮೋಕ್ಷ ನಿತ್ಯ. ಬುದ್ಧಿವಂತರಾದವನು ನಿತ್ಯ ಲೋಕ ಪ್ರಯತ್ನ ಪಡಬೇಕು. ನಮ್ಮಲ್ಲಿ ಅರ್ಥ ಆಗುತ್ತೆ, ಟೆಂಪರರಿ ಜಾಬ್ ಬೇರೆ ಪರ್ಮನೆಂಟ್ ಜಾಬ್ ಬೇರೆ. ಟೆಂಪರರಿ ಜಾಬಲ್ಲಿ ಇರ್ತಾನೆ, ಯಾರು ಕೆಲಸ ಸಿಕ್ತಾ ಅಂತ ಕೇಳಿದ್ರೆ ಸಿಕ್ಕಿಲ್ಲ ಅಂತಾನೆ. ಟೆಂಪರರಿ ಇರ್ತಾನೆ ಸಿಕ್ಕಿಲ್ಲ ಅಂತ ಹೇಳ್ತಾನೆ, ಅದಕ್ಕೆ ಯಾವಾಗ ಹೋಗುತ್ತಾ ಗೊತ್ತಿಲ್ಲ. ಅದು ಪರ್ಮನೆಂಟ್ ಸಿಗೋವರಿಗೂ ಕೂಡ ಟೆಂಪರರಿಗೆ ಅರ್ಥ ಇಲ್ಲ. ಅದೇ ರೀತಿಯೇ ಇವತ್ತು ಭೂಲೋಕದಲ್ಲಿ ಇದ್ದೇವೆ ಅಂತ ಕೇಳಿದರೆ ಇದ್ದೇವಷ್ಟೇ, ನಿಜವಾಗಲಿರೋದಿಲ್ಲಿ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಷ್ಟೇ. ಪರ್ಮನೆಂಟ್ ಜಾಬ್ ಯಾತಕ್ಕೆ ಟೆಂಪರರಿ ಯಾಕಪ್ಪ ಮಾಡ್ತೀರಿ ಅಂದರೆ ಪರ್ಮನೆಂಟ್ ಸಿಕ್ಕಿಲ್ಲ ಮಾಡ್ತೀವಿ ಅಷ್ಟೇ. ಪರ್ಮನೆಂಟ್ ಸಿಕ್ಕಬೇಕು, ಟೆಂಪರರಿ ಯೋಚನೆ ಇರಬಾರ್ದು. ಇವತ್ತು ಆಚಾರ್ಯರು ಇವು ಎರಡು ವಾಕ್ಯ ಹೇಳಿದ್ರು ಎಷ್ಟು ಅನುಕೂಲ ಮಾಡಿದ್ದಾರೆ. ಒಂದು ಘಟ್ಟ ಮುಗಿದು, ಅದೇ ಒಂದು ಪ್ರಕರಣ, ಇನ್ನೊಂದು ಪ್ರಕರಣ. ಹಾಗೆ ಮೋಕ್ಷ ಹೇಗೆ ಸಿಗುತ್ತೆ ಹೇಳ್ತಾರೆ, ಮೋಕ್ಷಶ್ಚ ವಿಷ್ಣು ಪ್ರಸಾದಾದೇವ ಲಭ್ಯತೆ. ಒಂದೇ ವಾಕ್ಯ, ವಿಷ್ಣು ಪ್ರಸಾದದಿಂದನೇ ಮೋಕ್ಷ. ಯಶ್ಯ ಪ್ರಸಾದ ಪರಮಾರ್ಥಿ ರೂಪಾತ್ ಅಸ್ಮಾತ್ ಸಂಸಾರ ಮುಚ್ಚತೆ ನಾಪರೇಣ ನಾರಾಯಣೋಸೌ ಪರಮೋ ವಿಚಿತ್ಯ ಮುಮುಕ್ಷುಭಿ ಕರ್ಮಪಾಶಾತ್ ಅಮುಷ್ಮಾತ್ ಇತಿ ನಾರಾಯಣ ಶ್ರುತಿ. ನಾರಾಯಣ ಶ್ರುತಿಯನ್ನು ಕೋಟ್ ಮಾಡ್ತಾರೆ. ಮೋಕ್ಷ ಸಿಗಬೇಕು, ದೇವರ ಅನುಗ್ರಹದಿಂದ ಬೇರೆ ದಾರಿ ಇಲ್ಲ. ಪರ ಭತ್ಪ್ರಸಾದ ಪರಾಂ ಶಾಂತಿ ಮಚಿರೇಣ ಅಧಿಗಚ್ಚತಿ. ದೇವರ ಅನುಗ್ರಹದಿಂದ ಮಾತ್ರ ಮೋಕ್ಷ ಅಂದಮೇಲೆ ಅದು ಪ್ರಯತ್ನ ಪಡಬೇಕು. ಎರಡನೇ ಹಂತ ಈಗ ತುಂಬ ಆಧಾರಗಳು ಕೊಡ್ತಾರೆ. ಅಜ್ಞಾನಾಂ ಜ್ಞಾನದೋ ವಿಷ್ಣು, ಜ್ಞಾನಿನಾಂ ಮೋಕ್ಷದಶ್ಚ ಸಹ, ಆನಂದದಶ್ಚ ಮುಕ್ತಾನಾಂ ಸಯೇವೈಕೋ ಜನಾರ್ದನ ಇತ್ಯಾದಿ ಆಧಾರಗಳನ್ನು ಕೊಟ್ಟು ನಮಗೆ ಮೋಕ್ಷ ಬೇಕು, ಮೋಕ್ಷ ಕೊಡೋ ದೇವರು ಅಂತ ಗೊತ್ತಾಯಿತು. ಇನ್ನು ಉಪಾಸನೆ ಹೇಗೆ ಮಾಡಬೇಕು ಅಂತ ಪ್ರಶ್ನೆ. ಮೋಕ್ಷ ಸುಮ್ಸುಮ್ನೆ ಕೊಟ್ಬಿಟ್ಟು ಅನುಗ್ರಹ ಯಾವ ಸುಮ್ಸುಮ್ನೆ ಮಾಡ್ತಾರ, ಅವನನ್ನು ಭಕ್ತಿಯಲ್ಲಿ ಮಾಡಿದಾಗ ಮಾಡ್ತಾರೆ. ಭಕ್ತಿಯಿಂದ ಆರಾಧನೆ ಮಾಡಿದ್ರೆ ಅನುಗ್ರಹ ಮಾಡ್ತಾರೆ. ಭಕ್ತಿಗೇನು ಬೇಕೀಗ, ಗುಣೋತ್ಕರ್ಷ ಜ್ಞಾನ ಇರಬೇಕು, ಗುಣ ಅಪಕರ್ಷ ಜ್ಞಾನ ಇರಬೇಕು ಹೇಳ್ತಾರೆ. ಭಕ್ತಿ ಮಾಡಬೇಕಾದ್ರೆ ದೊಡ್ಡವರು ಅಂತ ಗೊತ್ತಾದರೆ ಭಕ್ತಿ ಮಾಡ್ತೇವೋ, ಚಿಕ್ಕವರು ಅಂತ ಗೊತ್ತಾದರೆ ಭಕ್ತಿ ಮಾಡ್ತೇವೋ ನಾವೀಗ. ದೊಡ್ಡವ್ರಂತ ಗೊತ್ತಾದರೆ ಮಾಡ್ತೇವೆ. ದೊಡ್ಡವ್ರಂತ ಗೊತ್ತಾಗಲಿಕ್ಕೆ ಏನು ಬೇಕು ಅದಕ್ಕೆ ಹೇಳ್ತಾರೆ, ಪ್ರೀತಿಶ್ಚ ಗುಣೋತ್ಕರ್ಷ ಜ್ಞಾತರಿ. ಯಾರು ಗುಣೋತ್ಕರ್ಷವನ್ನು ತಿಳ್ಕೊತಾರಲ್ಲ ಅವರಲ್ಲಿ ಪ್ರೀತಿ ಬರುತ್ತೆ, ಯಾರು ಕಡಿಮೆ ತಿಳ್ಕೊತಾರಲ್ಲ ಅವರಲ್ಲಿ ದ್ವೇಷ ಬರುತ್ತೆ. ಹೌದಲ್ಲೋ, ದೇವರನ್ನ ಗುಣಪೂರ್ಣ ಅಂತ ತಿಳ್ಕೊಂಡ್ರೆ ಭಕ್ತಿ ಬರುತ್ತೋ ಅಥವಾ ದೋಷದ ನಿರ್ಗುಣ ಅಂತ ತಿಳ್ಕೊಂಡ್ರೆ ಭಕ್ತಿ ಬರುತ್ತೋ ಆಚಾರ್ಯ ಕೇಳ್ತಾರೆ. ಗುಣಪೂರ್ಣ ಅಂತ ತಿಳ್ಕೊಂಡ್ರೆ ಬರುತ್ತೆ, ನಿರ್ಗುಣ ಅಂತ ತಿಳ್ಕೊಂಡ್ರೆ ಭಕ್ತಿ ಬರುತ್ತೆ. ಹೌದಾ, ನಿರ್ಗುಣನ ಹೋಗಿ ಹಾಕುತ್ತೆ ಅವನಿಗೂ ಅಂತೇಳಿ, ಸಗುಣನ ಆ ಅಂತ ಹೇಳ್ತಾರೆ. ಅದಕ್ಕೆ ಗುಣೋತ್ಕರ್ಷ ನಿರ್ಗುಣ ಬ್ರಹ್ಮನ ಕಾನ್ಸೆಪ್ಟ್ ಹೊರಟೋಯ್ತು. ಸರಿ ಬಿಡಿ, ಯಾರು ಮೋಕ್ಷಕ್ಕೆ ಯಾರನ್ನ ಕೇಳೋಕೆ ಹೋಗ್ತಾರೆ, ಸಾಲ ಕೇಳೋದಕ್ಕೆ ಹೋಗ್ತಾರೆ. ಸ್ವಾಮಿ ನೀವು ಭಾರಿ ದೊಡ್ಡವರು, ನಾನು ಭಾರಿ ಸಣ್ಣವನು ಅಂತ ಹೇಳಿ ಲೋನ್ ಕೊಡ್ತಾರೋ, ನಾವಿಬ್ರು ಒಂದೇ ಅಂತ ಲೋನ್ ಕೊಡ್ತಾರೋ, ನಾವಿಬ್ರು ಒಂದೇ ಭುಜ ಮ್ಯಾಗೆ ಕೈ ಹಾಕಿಬಿಟ್ರೆ ಇನ್ನೊಬ್ರು ಕೊಡಬೇಡಿ ಅಂತ ಹೇಳಿ ಕಳಿಸ್ತಾರೆ, ತಾನು ಕೊಡೋದಿಲ್ಲಲ್ಲ, ಇವನು ಒಳಗೆ ಹಾಕಿರಿ ಅಂತ ಹೇಳ್ತಾರೆ. ಇವತ್ತು ಮೋಕ್ಷ ಸಣ್ಣ ಪುಟ್ಟ ಸಾಲ ಕೇಳಬೇಕಾದ್ರೆ ನಮಸ್ಕಾರ ಮಾಡಿ ಕೇಳ್ತಾರೆ, ಮೋಕ್ಷ ಕೇಳಬೇಕಾದ್ರೆ ಹ್ಯಾಕ್ ಕೇಳಬೇಕು ಲೆಕ್ಕ ಗೊತ್ತಾಯ್ತಾ? ಆದ್ರಿಂದ ಎಂದೂ ಕೂಡ ಘಾತಯಂತಿ ರಾಜಾನ ರಾಜಾಹಮಿತಿ ವದಂತಂ ದದತಿ ಚ ಸರ್ವಂ ಅಭಿಪ್ರೇತಂ ಗುಣೋತ್ಕರ್ಷಂ ವದತಃ. ರಾಜಾದಿಗಳು ನಾನೇ ರಾಜ ಅಂತ ಹೇಳಿದ್ರೆ ಬೇರೆ ಕಡೆ ಎಲ್ಲ ಅವ್ರ ಮುಂದೆ ಹೇಳಿದ್ರೆ ಕತೆ ಉಯ್ತಿಯರು ಸುದ್ದಿ ಬಂದು ಸಾಕು ತೆಗೆದು ಹಾಕ್ಬಿಡ್ತಾರೆ. ಇವ್ರು ನೆಕ್ಸ್ಟ್ ಕ್ಯಾಂಡಿಡೇಟ್ ಸಿಎಂಗೆ ಪಿ ಎಂ ಅಂತ ಗೊತ್ತಾದ್ರೆ ದೂರ ಓಡಿಸ್ಬಿಡ್ತಾರೆ ಅವರು, ನೆಕ್ಸ್ಟ್ ಟ್ರೈ ಮಾಡ್ತಾ ಅಂತ ಗೊತ್ತಾದ್ರೆ ಸಾಕು. ಅಂತ ಹೊತ್ತಲ್ಲಿ ನಾವು ಘೋಷಣೆ ಮಾಡಿ ಅಮರನಾಥಿ ಅಂತ ಹೇಳಿದ್ರೆ ಗತಿ ಏನಾಗುತ್ತೆ ಯೋಚನೆ ಮಾಡಿ ಅಂತ ಅರ್ಥ ಮಾಡಿಕೊಂಡು ಸಿಂಪಲ್ ಲಾಜಿಕ್ ಹೇಳ್ತಾರೆ. ಸರಳವಾದ ಯುಕ್ತಿಗಳಿವೆಲ್ಲ ಕೂಡ. ಇಷ್ಟು ಓದಕ್ಕೆ ಯಾರಿಗೆ ಕಷ್ಟ ಇದೆ, ನಿಮಗೆ ಸಂಸ್ಕೃತ ಬರೋದಿಲ್ಲ, ಮಣಿಮಂಜರಿಗಿಂತ ಸುಲಭ ಅಂದ್ರೆ ಸರ್ವರು ನೆನಪಿಡಬೇಕು. ಆಚಾರ್ಯ ಮಾತು ಅಂದ್ರೆ ಮಣಿಮಂಜರಿಗಿಂತ ಸುಲಭವಾದ ಗ್ರಂಥಗಳಲ್ಲಿ ಹುಡುಕಬೇಕು, ಆಚಾರ್ಯ ಗ್ರಂಥ ಹುಡುಕಬೇಕು. ಮೋಕ್ಷಶ್ಚ ವಿಷ್ಣು ಪ್ರಸಾದಾದೇವ ಲಭ್ಯತೆ, ಏನು ಕಷ್ಟ ಇದೆ? ಎಷ್ಟು ಸರಳ ಮಾತುಗಳು ಆಚಾರ್ಯರಾದ ತಾವು ನಿಜವಾಗಲೂ ಭಾರತೀಪತಿ ಬರೆದಾಗಿರು ಒಂದು ಅಕ್ಷರ ಯಾರಿಗೂ ತಿಳಿತಿದ್ರು, ಯಾರು ತಿಳಿತಿದ್ರು ಬೇಕಾದ್ರೆ. ಆದರೆ ಆಚಾರ್ಯ ಎಲ್ಲರಿಗೂ ತಿಳಿಬೇಕು ಅಂತ ಬರೀತಾ ಇದ್ದಾರೆ. ತಿಳಿಸ್ಬೇಕು ಅನ್ನೋದು ಗುರುಗಳ ಉದ್ದೇಶ. ತಿಳಿಯಾಗಿ ಹೇಳಿದ್ರೆ ಗುರುಗಳು, ತಿಳಿದವರು ಹೇಳಿದ್ರೆ ಪಂಡಿತರು, ಅಷ್ಟೇ ವ್ಯತ್ಯಾಸ. ತಿಳಿದ ಹೋದ್ರೆ ಅವ್ರು ಭಾರಿ ಪಂಡಿತರು, ತಿಳಿಯಲ್ಲ ಅಂತ ಹೇಳಿಬಿಡ್ತಾರೆ. ತಿಳಿತೋದ್ರೆ ಗುರುಗಳು ಅಂತ ಹೇಳ್ತೇವೆ ಅಷ್ಟೇ. ಇವತ್ತು ಗುರುಗಳಾಗಿ ಆಚಾರನೆ ಕಾಣ್ತೇವೆ, ಬರೀ ಒಬ್ಬರಿಗೆ ಗುರುಗಳಲ್ಲ, ತ್ರೈಲೋಕ್ಯ ಆಚಾರ್ಯರು ಅಂತ ಆಚಾರ್ಯರ ಹೆಸರು. ಮೂರು ಲೋಕದವರಿಗೆ ತಿಳಿಬೇಕು ಆ ರೀತಿ ಬರೆದಿದ್ದಾರೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನಕ್ಕೆ ಪ್ರಕರಣ ಓದೋದು ಅಂತ ಹೇಳಿದರೆ ಒಳ್ಳೆ ಪರಮ ಪವಿತ್ರವಾದ ಕೆಲಸ, ನಮ್ಮ ಜೀವನ ಶುದ್ಧೀಕರಣ ಮಾಡಿಕೊಡತಕ್ಕಂಥ ಕೆಲಸ. ಆ ರೀತಿ ಆಚಾರ್ಯ ಬರಿತಾ ಇದ್ದಾರೆ. ಇಷ್ಟು ಮಾತು ಹೇಳಿದರೆ ಆಚಾರ ಮಾಡಿ ಮೂರಾಕಷ್ಟೇ, ಉಳಿದೆಲ್ಲ ಕೊಟೇಶನ್ಸೇ. ಯಾತಕ್ಕೆ ಸರ್ವ ಮೂಲ ಎಲ್ಲ ಮೂಲದಲ್ಲಿ ಬಂದಿದೆ, ನಾವೇನು ಹೇಳ್ತಾ ಇಲ್ಲ. ಆಚಾರ್ಯ ಹೇಳಬೇಕಾಗಿದೆ ಎಲ್ಲ ಮೂಲದಲ್ಲಿ ಬಂದು ನಾವೇನು ಸ್ವಂತ ಹೇಳ್ತಾ ಇಲ್ಲ. ಉಳಿದವರೆಲ್ಲ ಸರ್ವ ನಿರ್ಮೂಲ, ಒಂದು ಕೊಟೇಶನ್ಸೇ ಇಲ್ಲ ಅವ್ರಿಗೆ. ಯಾತಕ್ಕೆ ಗೊತ್ತಾ, ಹರಟಿ ಹೊಡೆದಿದ್ದೆ ಹೊಡೆದಿದ್ದೆ, ಹರಟಿ ಮೂಲ ಹಾಕ್ಬೇಕು ಅದಕ್ಕೆ. ಟೆಕ್ಸ್ಟ್ ಬುಕ್ಗೆ ಮೂಲ ಬೇಕು, ಕಥೆ ಕಾದಂಬರಿ ಮೂಲ ಬೇಕಾಗಿಲ್ಲ. ಹೇಳಿ ಕೇಳಿ ಫಿಕ್ಷನ್ ಅಂತಾನೆ ಹೆಸರು ಅದಕ್ಕೆ. ಮತನೇ ಫಿಕ್ಷನ್ ಮಾಡಿದವರು ಬೇರೆಯವರು. ಆಚಾರ್ಯ ಕಾವ್ಯನೂ ಫಿಲಾಸಫಿ ಮಾಡಿದ್ರೆ ಮಧ್ವಾಚಾರ್ಯ. ಅರ್ಥ ಮಾಡಿಕೊಂಡ್ರೆ ದ್ವಾದಶೋತ್ರ ಕಾವ್ಯ ಹೈಯೆಸ್ಟ್ ಫಿಲಾಸಫಿ, ಅವ್ರ ಬ್ರಹ್ಮಸೂತ್ರ ಭಾಷ್ಯ ಹೈಯೆಸ್ಟ್ ಫಿಕ್ಷನ್, ಅದು ಸುಳ್ಳು ಫಿಕ್ಷನ್ ಅದು ಕೂಡ ಅಂತ. ಇಂದ ಅರ್ಥ ಮಾಡಿಕೊಂಡ್ರೆ ಸರ್ವ ಮೂಲ ಗ್ರಂಥಗಳ ಬಗ್ಗೆ ಹೇಳ್ತಾರೆ, ನಮಗೊಂದು ಗೊತ್ತಿರಲಿ. ಆಚಾರ್ಯ ಒಂದು ಮಾತು, ನಾನು ಸ್ವಂತ ಹೇಳಿದೆ ಅನಿಸ್ಕೊಳ್ಳೋ ಆಚಾರ್ಯಗೆ ಇಷ್ಟ ಇಲ್ಲ. ಎಲ್ಲ ವೇದವ್ಯಾಸ ಹೇಳಿದ್ದು ಅಂತ ಹೇಳಬೇಕಾಗಿದೆ. ಬಹುಶಃ ಇಂಥ ನ್ಯಾಯ ಜಗತ್ತಲ್ಲಿ ಮಗ ತಂದೆ ಸಲ್ಲಿಸೋದಿಲ್ಲ, ತಾನು ಕ್ಲೇಮ್ ಮಾಡ್ತಾನೆ ಅಪ್ಪನ ವಿಲ್ಲೆತ್ತಿದ್ದಾನೆ ಬೇಕಾದ್ರೆ ಎಷ್ಟೋ ಮಕ್ಕಳು. ಆಚಾರ್ಯ ನಾನು ಸ್ವಂತ ಹೇಳಿ, ಎಲ್ಲ ವೇದವ್ಯಾಸ ಹೇಳಿದ್ದಾರೆ. ವೇದವ್ಯಾಸ ಹೇಳಿದ್ದನ್ನ ಹೇಳಿದ್ದೆ ಅನ್ಸ್ಕೊಳ್ಳೋಕೆ ಮನಸ್ಸಿಲ್ಲ ಅವರಿಗೆ. ಅವ್ರು ಹೇಳಿದ್ದಾರೆ ಅಂದ್ರೆ ಖುಷಿ, ಅವ್ರು ಹೇಳಿಲ್ಲ ಅಂತ ಹೇಳಿದ್ರೆ ಭಾರಿ ಸಿಟ್ಟು ಆಚಾರ್ಯರಿಗೆ. ಪ್ರತಿಯೊಂದು ತೋರಿಸ್ತಾರೆ, ಒಂದು ಸಾಲದವರಿಗೆ ವೇದವ್ಯಾಸ ಹೇಳಿದ್ದಾರೆ, ಅವ್ರು ಯಾಕೆ ಹೇಳಿದ್ರು ವೇರ ಕೋಟ್ ಮಾಡ್ತಾರೆ. ಶ್ರುತಿ ಸ್ಮೃತಿಗಳ ವ್ಯಂಜಯ ಸ್ಮೃತಿ ಬದುಕೋ ವಚೋಭಿ ರಂಜಸ. ಆಚಾರ್ಯರ ಶೈಲಿ ಯೋಚನೆ ಮಾಡಿದರೆ ಎಲ್ಲವನ್ನು ಮೂರರಲ್ಲೇ ತೋರಿಸ್ತಕ್ಕಂಥ ಒಂದು ಅತ್ಯದ್ಭುತವಾದ ಗುಣ ಅವರದ್ದು. ಪರಮ ಪ್ರಾಮಾಣಿಕ ಶಿರೋಮಣಿಗಳ ಆಚಾರ್ಯರು. ಯಾತಕ್ಕೆ ಗೊತ್ತೇನು, ಸತ್ಯಲೋಕಾಧಿಪತಿಗಳು. ಪ್ರಮಾಣ ಕೊಡದೆ ಮಾತಾಡಬಾರದು. ಸತ್ಯಲೋಕಾಧಿಪತಿ ಅಂತ ಪ್ರೂವ್ ಮಾಡಬೇಕಾದ್ರೆ ಆಚಾರ್ಯರು ಸರ್ವಮೂಲ ಗ್ರಂಥ ಬರೆದಿದ್ದಾರೆ, ಓದಿಬಿಟ್ರೆ ಸಾಕು, ಆಗ ನಮಗೆ ನಿಜವಾಗೂ ಸಂಕೋಚ ಆಗಬೇಕು. ಆ ರೀತಿ ಮಾತಾಡ್ತಾರೆ. ನಿಜವಾದ ಗುರುಗಳು ಅಂದ್ರೆ ಶ್ರೀಮಂತ ಆಚಾರ್ಯರೇ. ವಿಷ್ಣು ತತ್ವಜ್ಞಾನಿಯನ್ನು ಓದಬೇಕು, ಎಷ್ಟೆಷ್ಟು ವಿಷಯದ ಸುರಿಮಣೆ ಮಾಡ್ತಾರೆ, ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ತತ್ವೋದ್ಯೋತ ಆಗಿದೆ. ಅಲ್ಲಿ ಹೇಳ್ತಾರೆ, ಪ್ರತ್ಯಕ್ಷ ಎಷ್ಟು ದೊಡ್ಡದು ಗೊತ್ತಾ, ನದೃಷ್ಟೇ ಬಲವತ್ ಕಿಂಚಿತ್ ಪ್ರಮಾಣ. ಪ್ರತ್ಯಕ್ಷಕ್ಕಿಂತ ದೊಡ್ಡ ಪ್ರಮಾಣ ಮತ್ತೊಂದಿಲ್ಲ. ಈ ಭೌತಿಕ ಪ್ರಪಂಚ ನೋಡಬೇಕಾದ್ರೆ ಪ್ರತ್ಯಕ್ಷಕ್ಕಿಂತ ದೊಡ್ಡ ಪ್ರಮಾಣ ಯಾವುದೂ ಇಲ್ಲ. ಕಣ್ಣಿಗೆ ಕಂಡ ಮೇಲೆ ಅದು ಹೈಯೆಸ್ಟ್ ಅಂತ ಹೇಳಿಬಿಡ್ತಾರೆ. ಇದ್ರ ಯಾರು ಯೋಚನೆ ಮಾಡಿದ್ದಿಲ್ಲ. ಪ್ರಮಾಣಗಳ ವ್ಯವಸ್ಥೆ ಹಾಗೆ ಮಾಡೋಕ್ಕೂ ಗೊತ್ತಿರಲಿಲ್ಲ. ಪ್ರತ್ಯಕ್ಷ ದೊಡ್ಡದು ಅಂತ ಇಟ್ಕೊಳ್ಳೋದು, ಆಗಮಕ್ಕೆ ಅಪ್ಲೈ ಮಾಡೋದು, ಆದರೆ ಆಗಮ ದೊಡ್ಡದು ಅಂತ ಪ್ರತ್ಯಕ್ಷಕ್ಕೆ ಅಪ್ಲೈ ಮಾಡೋದು. ಆಚಾರ್ಯ ಹೇಳ್ತಾರೆ, ಅತೀಂದ್ರಿಯ ಪದಾರ್ಥದ ಬಗ್ಗೆ ಆಗಮ ಫೈನಲ್, ಈ ಲೌಕಿಕ ವಿಚಾರದ ಬಗ್ಗೆ ಭೌತಿಕದ ಬಗ್ಗೆ ಪ್ರತ್ಯಕ್ಷ ಫೈನಲ್. ಇದು ಉಪಜೀವ ಇದಕ್ಕೆ, ಉಪಜೀವಿ ಅದಕ್ಕೆ. ಉಪಜೀವಿ ಉಪಜೀವಕ, ಸಾವಕಾಶ ನಿರವಕಾಶ, ಪ್ರಬಲ ದುರ್ಬಲ. ಪ್ರಮಾಣಗಳ ವ್ಯವಸ್ಥೆ ಮಾಡಿ ಮಾಡಿ ಆಚಾರ್ಯ ಏನ್ ಮಾಡ್ತಾರೆ, ಎಲ್ಲೂ ಗೊಂದಲ ಬರುವಂತೆ ಮಾಡಿಬಿಡ್ತಾರೆ. ನಮಗೂ ಗೊತ್ತು. ದಾಸರು ಹೇಳ್ತಾರೆ, ಆಮೇಲೆ ಪುರಂದ್ರದಾಸರು ಹೇಳ್ತಾರೆ, ವಿಜಯದಾಸರು ಹೇಳ್ತಾರೆ. ನಾವು ಒಂದು ಗೊತ್ತಿರಬೇಕು, ಎಲ್ಲ ದಾಸರು ಸರಿಯಾಗಿ ಹೇಳ್ತಾರೆ. ಮೊದಲು ತಿಳ್ಕೊಂಡಿರ್ಬೇಕು, ಎಲ್ಲ ಹರಿದಾಸರು ಸರಿಯಾಗಿ ಹೇಳ್ತಾರೆ, ಎಲ್ಲ ಟಿಪ್ಪಣಿಕಾರರು ಸರಿಯಾಗಿ ಬರೀತಾರೆ. ಇದು ಈ ವಿಶ್ವಾಸ ನಾವು ಹೊಂದದೇ ಹೋದರೆ ಜ್ಞಾ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಅನ್ನ ಮಾತದು. ಆಚಾರ್ಯರು ಸಲ್ಲಿಸಿದ ಮತ್ತೊಂದು ದೊಡ್ಡ ನ್ಯಾಯ ಅಂದರೆ ಯಾವ ಶಾಸ್ತ್ರಗಳಲ್ಲೂ ಕೂಡ ಭಿನ್ನಾಭಿಪ್ರಾಯ ಇಲ್ಲ. ಇದನ್ನು ಹೇಳಬೇಕು ಆಚಾರ್ಯ, ಯಾವ ಶಾಸ್ತ್ರದಲ್ಲೂ ಭಿನ್ನಾಭಿಪ್ರಾಯ ಇಲ್ಲ. ಗೀತೆ, ಉಪನಿಷತ್ತು, ಸೂತ್ರ, ವೇದ ಯಾವುದು ಬೇಕಾದರೂ ಓದಿ, ಎಲ್ಲದರಲ್ಲೂ ಕೂಡ ಏನಿದೆ ಅಂದರೆ ಸಂಪೂರ್ಣ ಹೊಂದಾಣಿಕೆ ಇದೆ. ಅರ್ಥೋಯಮೇವ ನಿಖಿಲೈರಪಿ ವೇದವಾಕ್ಯೈ ರಾಮಾಯಣೈ ಸಹಿತ ಭಾರತ ಪಂಚರಾತ್ರೈ ಅನ್ಯೈಶ್ಚ ಶಾಸ್ತ್ರವಚನೈ ಸಹತತ್ವ ಸೂತ್ರೈ ನಿರ್ಣೀಯತೆ ಸಹೃದಯಂ ಹರಿಣಾ ಸದೈವ. ಆಚಾರ್ಯ ಸಿದ್ಧಾಂತದ ದೊಡ್ಡ ಇದು ಓಂ ತತ್ವ ಸಮನ್ವಯಾತ್ವ. ಪ್ರತಿಯೊಂದು ಗ್ರಂಥಗಳಲ್ಲಿ ಹೊಂದಾಣಿಕೆ ಇದೆ. ಇನ್ನು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಈ ಮಾತು ಹೇಳಿದ್ರಿಂದ ನಮ್ಮ ಮತದಲ್ಲಿ ಏನು ಬಂತು ಗೊತ್ತಾ, ಆಮೇಲೆ ಇಡೀ ಮಧ್ವಮತದಲ್ಲಿ ಬದಲಾವಣೆ ಆಗಲೇ ಇಲ್ಲ, ನೆನಪಿರಬೇಕು. ಮಧ್ವಮತದಲ್ಲಿ ನೋ ಚೇಂಜ್. ಒಂದು ಬೌದ್ಧ ಮತಕ್ಕೆ ಹೋಗ್ರಿ, ಎರಡು ಗುಂಪು ಅಂತ, ಹೀನಯಾನ ಮಹಾಯಾನ ಅಂತ ಹೇಳಿಬಿಟ್ರು. ಜೈನ ಮತಕ್ಕೆ ಹೋಗಿ ಶ್ವೇತಾಮರ ದಿಗಂಬರ ಅಂತರು ಬಂತು, ಗೊತ್ತಾಯ್ತಾ. ಅದೇ ರೀತಿ ಸಾಂಖ್ಯರಲ್ಲಿ ಹೋಗಿ ಶೇಷ್ವರ ವೀರೇಶ್ವರ ಅಂತರು ಬಂತು. ಅನಂತರ ನೀವು ಮೀಮಾಂಸಕರ ಮೂರು ಜನ ಬಂದರು, ಭಟ್ಟರು, ಪ್ರಭಾಕರರು, ಮುರಾರೆ, ತೃತೀಯಪ್ಪ ಅಂತ ಇನ್ನೊಬ್ಬ ಬಂದ. ಅದ್ವೈತಿಗಳು ಎರಡು ಗುಂಪು, ವಿರಾಣ ಸ್ಕೂಲ್, ಭಾಮತಿ ಸ್ಕೂಲ್ ಅಂತ ಹೇಳಿಬಿಟ್ರು. ವಿಶಿಷ್ಟಾಚಾರ್ಯ ಎರಡು ಗುಂಪು, ತೆಂಗರೆ, ಒಡಗಲೆ ಅಂತ ಹೇಳಿಬಿಟ್ರು. ಒಂದೇ ಗುಂಪು ಇರೋ ಒಂದೇ ಮತ ಅಂದ್ರೆ ಮಧ್ವ ಮತ ಒಂದೇ, ಯಾವ ಗುಂಪುಗಳು ಇಲ್ಲ. ನಮ್ಮಲ್ಲಿ ಮಠಗಳು ಒಂದೇ ಭಾರಿ ಪದ್ಧತಿ ಆಗಿರೋದು ಹೊರತು ಬೇರೆ ಗುಂಪು ನಮ್ಮಲ್ಲಿ ಇಲ್ಲವೇ ಇಲ್ಲ. ಅದೇ ಪದ್ಧತಿ ಆಗಿರೋದು ಅಂದ್ರೆ ನಮ್ಮಲ್ಲಿ ಮತದಲ್ಲೇ ಭೇದ ಇಲ್ಲ. ಅದಕ್ಕೆ ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು ಮಧ್ವರಾಯರ ಧ್ಯಾನ ಅಮೃತಾಪ. ಇಷ್ಟು ಕಾಮನ್ ಸೆನ್ಸ್ ಇದ್ರೂ ಸಾಕು ಮಧ್ವ ಮತನ್ನ. ಅದೇ ಹೇಳಿದ್ರೆ ನಮ್ಮಲ್ಲಿ ಮತ ಮತಗಳಿವೆ, ಮಠ ಭೇದ ಇದೆ, ಮಠ ಭೇದ ಇಲ್ಲ, ಅದು ಭಾರಿ ವಿಶೇಷ. ಆ ದೃಷ್ಟಿಯಲ್ಲಿ ನಿಜವಾದ ಅರ್ಥದಲ್ಲಿ ಮತಗಳೆಲ್ಲ ಹೊರಟಿದ್ದಕ್ಕೆ ಒಂದೇ ಒಂದು ಬ್ರಾಂಚ್ ಇರುತ್ತೆ, ಬ್ರಾಂಚಸ್ ಬರುತ್ತೆ. ಗಲಾಟೆಗೆಲ್ಲ ಹೊಂದಾಣಿಕೆಯಿಂದ ಕೆಲಸ ಮಾಡಲಿಕ್ಕೆ ನೂರಾರು ಬ್ರಾಂಚ್ ಬಂದ್ಬಿಟ್ರೆ ಬ್ಯಾಂಕ್ ಭಾರಿ ದೊಡ್ಡದು ಅಂತ ಅರ್ಥ. ಯಾಕೆ ಸಾವಿರ ಬ್ರಾಂಚ್ ಇದೆ, ಎಷ್ಟು ದೊಡ್ಡ ಬ್ಯಾಂಕ್! ಒಂದೇ ಬ್ರಾಂಚ್ ಇದೆ ಅಂದ್ರೆ ಬೇಳರೆಲ್ಲ ಕೇಳಿ ತಿಳ್ಕೊಂಡ್ಬಿಡ್ತಾರೆ. ಸಾವಿರ ಬ್ರಾಂಚ್ ಇದೆ, ಆದರೆ ಗಲಾಟೆ ಮಾಡಿದ್ರೆ ಎಲ್ಲ ಬ್ರಾಂಚ್ ಇವರವ್ರಿಗೆ ಶುರು ಮಾಡೇ ಪಜಿತ ಆಗ್ತದೆ. ಇವತ್ತು ಮಠಗಳೆಲ್ಲ ಬ್ರಾಂಚಸ್ ಆಫ್ ದಿ ಸೇಮ್ ವೇದವ್ಯಾಸ ಟ್ರೀ, ವೇದವ್ಯಾಸ ದೇವರೇ ಬುಡ, ಎಲ್ಲ ಮಠಗಳು ಬ್ರಾಂಚ್ ಅಂತ ತಿಳ್ಕೊಂಡ್ಬಿಟ್ರೆ ಅಂದರೆ ಚಿಂತೆಯಾಗಿರಬಹುದು. ಆ ದೃಷ್ಟಿಯಲ್ಲಿ ನಾನು ನಿಜವಾಗ್ಲೂ ನಮ್ಮ ಮತದ ವೈಭವ ತಿಳ್ಕೋಬೇಕು ಅಂತಿದ್ರೆ ನಾವು ಎಷ್ಟು ನಾವು ಕಾಲು ಸಣ್ಣವ್ರು ತಿಳ್ಕೊಡ್ತಾರೆ. ಸಾಮಾನ್ಯರು ಪುನರ್ದಾಸ್ ಹೇಳಿದ್ದಾರೆ, ಹೋಗಿದ್ರೆ ಮಾನ್ಯ, ಆಗಿದ್ರೆ ಜೈತೀರ್ಥ ಹೇಳಿದ್ರೆ ಮಾನ್ಯ, ಇನ್ನೊಂದು ಪ್ರಶ್ನೆ ಮಾಡೋದಿಲ್ಲ. ಆ ಥರ ನಮ್ಮಲ್ಲಿ ಸಂಸ್ಕಾರ ಬಂದಿದೆ. ಇದು ಯೋಚನೆ ಮಾಡಿದರೆ ಮಧ್ವಮತವನ್ನು ಓದಬೇಕಾದರೆ ಗೊಂದಲವಿಲ್ಲದೆ ಇರತಕ್ಕಂಥ ಮತ ಅಂದರೆ ಮಧ್ವಮತ. ಅದು ಸಿಗೋವರೆಗೂ ನಮ್ಮ ಗೊಂದಲ, ಸಿಕ್ಕಮೇಲೆ ಗೊಂದಲ ಪರಿಹಾರ. ಹೇಳ್ತಾರೆ, ಆನಂದ ಸಹಿ ಮಧ್ವಶಾಸ್ತ್ರ ಮಾಕರಣ ಎನ್ ಕುಸಮಯ ಗೃಹೀಪುರ ಮೋಹಪೀತಲವನೋದಕೋ ಮುಹುಹು ಪ್ರಾಕ್ಪಿಪಾಸು ಅಮೃತಂ ಪಿಬನ್ನಿವ. ಅಲ್ಲಿವರೆಗೂ ಉಪ್ಪುನೀರು, ಆಮೇಲೆ ಸಿಹಿನೀರು ಸಿಕ್ಕಮೇಲೆ ಉಪ್ಪುನೀರು ಹೋಗಿಬಿಡುತ್ತಾ ಕಡೆಗೆ. ಇದು ನಮ್ಮ ಮನಸ್ಸಲ್ಲಿ ಆಗಬೇಕು. ಮುಂದೆ ಬರೆದು ಶ್ರೀಮದ್ ಆಚಾರ್ಯರು ಈ ಕರ್ಮ ನಿರ್ಣಯದಲ್ಲಿ ಹೇಳ್ತಾರೆ, ಎಷ್ಟು ಸುಲಭವಾಗಿ ಕರ್ಮದ ಬಗ್ಗೆ ಬೆಳಕನ್ನು ಚೆಲ್ತಾರೆ ಆಚಾರ್ಯರು. ಆಚಾರ್ಯರಿಗೆ ಕರ್ಮದ ಬಗ್ಗೆ ಗೊತ್ತಿರಲಿಕ್ಕಿಲ್ಲ ಅಂತ ಉದಿರೆ ಜನ ಶುರು ಮಾಡಿದರು. ಉದಿರೆ ವಿದ್ವಾಂಸರು, ಕರ್ಮ ಅವನ ಧರ್ಮಸ್ಥಳ ಇದ್ದ ಕಾಲ ಅಲ್ಲ ಅದು, ಉದಿರೆ ಭಾರಿ ಪ್ರಧಾನವಾಗಿತ್ತು. ಜನಾರ್ದನ ದೇವರಿದ್ದಾರೆ, ಅಲ್ಲಿ ಗಲಾಟೆ ಮಾಡಿದರು. ಓ ಆಚಾರ್ಯ ಏನು ಗೊತ್ತಿನೋ, ಪರೀಕ್ಷೆ ಮಾಡಿದರು. ಕೊನೆಗೆ ಇವರು ಯತಿಗಳು, ಇವರಿಗೆಲ್ಲ ಕರ್ಮದ ಬಗ್ಗೆ ಗೊತ್ತಿರಲಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಪ್ರಶ್ನೆ ಕೇಳಿದರು. ತಕ್ಷಣ ಆಚಾರ್ಯ ಉತ್ತರವನ್ನು ಕೊಟ್ಟರು. ಅದೇ ಕರ್ಮ ನಿರ್ಣಯ ಅನ್ನೋ ಗ್ರಂಥವನ್ನು ತಕ್ಷಣ ಆಚಾರ್ಯರು ಬರೆಸಿದರು. ಅಲ್ಲಿ ಅವರು ಶಿಷ್ಯರು ಬರ್ಕೊಂಡ್ರೆ ಇಲ್ಲಿ ಆಚಾರ್ಯ ಸ್ವತಃ ಬರೆಸ್ತಾರೆ, ಸ್ಥೈರ್ಯಾರ್ಥಂ ಸಪದಿ ಲೇಖಯಾಂಬಭೂವ. ಕರ್ಮ ನಿರ್ಣಯ ಗ್ರಂಥವಾಯಿತು. ಕರ್ಮದ ಸ್ಥಾನದ ಬಗ್ಗೆ ತುಂಬ ಗಲಾಟೆ ಇತ್ತು. ಕರ್ಮ ದೊಡ್ಡದೋ ಜ್ಞಾನ ದೊಡ್ಡದೋ, ಮೋಕ್ಷ ಕರ್ಮ ಸಾಧನನೋ ಜ್ಞಾನ ಸಾಧನನೋ, ಕೆಲವರು ಕರ್ಮ ಕೆಲವರು ಜ್ಞಾನ ಕೆಲವರು ಎರಡೂ ಅಲ್ಲ, ಅದು ಬೇರೆ. ಇನ್ನು ಮೂರು ಗುಂಪದವರು, ಎರಡೂ ಅಲ್ಲ ಅಂತ ಕೆಲವರು, ಕೆಲವರು ಎರಡೂ ಬೇಕು ಅಂತ ಕೆಲವರು. ಹೇಗೆ ವ್ಯವಸ್ಥೆ ಮಾಡಬೇಕಾಗಿತ್ತು, ಯಾರಿಗೂ ಹೊಡಿಲಿಲ್ಲ. ಕೊನೆಗೆ ಅದ್ವೈತ ಮತ ಹೆಸರು ಮಾಡಿತ್ತಲ್ಲ, ಏನು ಮಾಡಿದ್ರು ಗೊತ್ತಾ ಅವರು, ಮುಮುಕ್ಷೋ ಕರ್ಮ ಸನ್ಯಾಸ ವಿಧಾನ ಮೋಕ್ಷವೇ ಕರ್ಮ ಬಿಟ್ಟಾಕ್ಬಿಡಿ ಅಂತ ಹೇಳಿಬಿಟ್ರು. ಹೇಗೆ ಗೊತ್ತಾ, ಹಲಸಿನ ಹೆಸರಾಗಿ ಬರಲಿಲ್ಲ, ಏನು ಮಾಡಬೇಕು ಅಂತ ಕೇಳಿದರು. ಹೆಚ್ಚಿನಕ್ಕೆ ಬರೀ ಭಾರಿ ಕಷ್ಟಪಟ್ಟು ಹೆಚ್ಚಿದ ಅಂಟಿಕೊಂಡ್ಬಿಡ್ತು. ಮೊದಲು ಕೈಯ ಹೋಗಲಿಲ್ಲ, ಆಮೇಲೆ ಅಂಟುಬಿಡಲಿಲ್ಲ, ಎರಡಾಯ್ತು ಅವನಿಗೆ. ಮೊದಲೊಂದು ಪ್ರಾಬ್ಲಮ್, ಆಮೇಲೆ ಒಂದು ಪ್ರಾಬ್ಲಮ್. ಹೇಗಾಗುತ್ತೆ ಅಂತ ಕೇಳಿದ, ಏನು ಉಪಾಯ ಅಂತ ಕೇಳಿದ್ರೆ, ತಿನ್ನೋದು ಬಿಟ್ಟುಬಿಡು ಅಂತ ಹೇಳಿದ. ಏನು ಮಾಡಬೇಕು ಇದಕ್ಕೆ, ಈ ರೀತಿ ಹೇಳೋದಾದ್ರೆ ಹಲಸಂಡ್ ಯಾಕೆ ಬಿಡ್ದು, ದೇವ್ರು ಯಾಕೆ ಕೊಡ್ತಿದ್ದೆ ಈ ಮಧ್ಯೆ. ಆ ಹುಷಾರಾಗಿರು, ಹಾಗೆಲ್ಲ ಮಾಡಬೇಡ, ಒಂದು ಕೆಲಸ ಮಾಡು, ಹಲಸಂಡ್ ಹೆಚ್ಚು ಅದಕ್ಕೆ ಚಾಕು ತಗೋ, ಕೈಲಿ ಬುಗ್ಡ ಕೈ ಕಟ್ಕೊ, ಕೈ ಮುಡ್ಕೊಂಡ್ಬಿಡ್ಬೇಡ, ಚಾಕು ತಗೋ, ಆಮೇಲೆ ಹಾಗೆ ಬಿಟ್ಬೇಡ, ಅಂಟು ಹಾಕೊಂಡು ಮುಚ್ಚು. ಅದಕ್ಕೇನೆ ಆ ಹಲಸಂಡ್ ಸಿಗುತ್ತೆ ನಿಮಗೆ, ಆಗ ಹಲಸಂಡ್ ಸಿಗುತ್ತೆ, ಇಲ್ಲದವರು ಸಿಗೋದಿಲ್ಲ. ಆಗ ತಿನ್ನಕ್ಕೆ ಬರುತ್ತಾರೆ, ಎಷ್ಟು ಸುಲಭ ಇದು, ಎಷ್ಟು ರುಚಿ ಕಳ್ಕೊಂಡ್ಬಿಡ್ತಿದ್ದೆ, ಆಮೇಲೆ ಎಷ್ಟು ರುಚಿ ಕಳ್ಕೊಂಡ್ಬಿಡ್ತಿದ್ದೆ ನನಗೀಗ. ಪನಸಾದೀನ ಅಂತೂ ಆಚಾರ್ಯ ಪನಸ ಹೆಸರು ಉಪಯೋಗಿಸ್ತಾರೆ, ಎಷ್ಟು ರುಚಿಯಾದ ಹಣ್ಣು ಕಳ್ಕೊಂಡ್ಬಿಡ್ತಿದ್ದೆ ನಾವೀಗ. ದೇವರ ದಯ, ನಿನ್ನ ಮೆಸೇಜ್ ಗೊತ್ತಾಯ್ತು ಅಂತಾಯ್ತು. ಅದೇ ರೀತಿನೇ ಇವತ್ತು ಕರ್ಮ ಯಾಕೆ ಗೊತ್ತಾ, ಒಂದು ಕತ್ತರಿಸು, ಶಸ್ತ್ರ ತಗೋ, ಶಾಸ್ತ್ರ ಇಟ್ಕೊಂಡು ಕರ್ಮ ಮಾಡೋ ಗೊತ್ತು, ಮತ್ತೆ ಕಟ್ಟು ಮಾಡು, ಶಾಸ್ತ್ರ ತಗೊಂಡು ಉಪಯೋಗ ಮಾಡ್ಕೊಂಡ್ಬಿಡು, ಅದನ್ನು ಅಂಟಿಟ್ಕೋ, ಭಕ್ತಿ ಮಾಡಿಬಿಡು. ಅವಾಗ ಯೋಚನೆ ಇಲ್ಲ, ಮೊದಲು ಶಾಸ್ತ್ರ ಬೇಕು, ಆಮೇಲೆ ಭಕ್ತಿ ಬೇಕು, ಎರಡು ಇದ್ದು ಬಿಟ್ರೆ ಈ ಸಂಸಾರದ ಹರಿಸಿನ ಏನಾಗುತ್ತೆ ಅಂತ ಕೇಳಿದ್ರೆ ರುಚಿಯಾಗಿ ಮೋಕ್ಷ ಫಲ ಕೊಡುತ್ತೆ ಅಂತಕ್ಕಂಥ ಸಂದೇಶ ಕೊಟ್ಟವರು ಮಧ್ವಾಚಾರ್ಯ ಅಂತಿರುತ್ತೆ. ಇದು ನನ್ನ ದೃಷ್ಟಾಂತ ಅಲ್ಲ, ಸ್ವಾಮಿಗಳು ಕೊಡೋ ದೃಷ್ಟಾಂತ ಇದು. ಹಗಲಲ್ಲ ಹಲಸಂಡ್ ದೃಷ್ಟಾಂತ ಸ್ವಾಮಿಗಳೇ ಕೊಡ್ತಾ ಇರ್ತಾರೆ. ಯಾಕೆ ಇದ್ರ ಹಲಸಂಡ್ ಕಷ್ಟಗೆಲ್ಲ ಕಷ್ಟ ಅರ್ಥ ಆಗಿಬಿಡುತ್ತೆ. ಎಷ್ಟು ಸುಲಭ ಅಂಟು, ಸಂಸಾರದ ಅಂಟು, ಸಂಸಾರದ ಅಂಟು, ಅದನ್ನ ನಾವು ಬಿಡಬೇಕಾದ್ರೆ ಬಿಟ್ಟರೆ ಮೋಕ್ಷದಿಲ್ಲ ಸಂಸಾರದಲ್ಲಿ ಹಾಳಾಗುತ್ತೆ ಗೊತ್ತಾಯ್ತಾ. ಮೋಕ್ಷಕ್ಕೋ ಸಂಸಾರನ ಇಲ್ಲೇ ಕೂತ್ಬಿಡ್ತೀವಿ, ಪರೀಕ್ಷೆ ಡ್ರಾಪ್ಔಟ್ ಆದರೆ ಕೋರ್ಸು ಇಲ್ಲ, ಕೆಲಸವೂ ಇಲ್ಲ, ನಿರುದ್ಯೋಗ ದನ ಕಾಯ್ಬೇಕಾಗುತ್ತೆ, ಸುಮ್ಮನೆ ಓದ್ರೆ ಫೇಲ್ ಆಗಿಬಿಡ್ತಾರೆ. ಅದಕ್ಕೇನು ಮಾಡಬೇಕಾಗ, ಓದಿ ಬರೋದು ಹೇಗೆ ಪಾಸ್ ಆಗಬೇಕು, ಇಲ್ಲಿ ಶಸ್ತ್ರನೂ ಬೇಕು, ಅಲ್ಲಿ ಅಂಟು ಬೇಕು. ಅಂಟು ಭಕ್ತಿಯ ಅಂಟು, ಅಂಬುವರ ಗ್ರಹಣ ಸೂತ್ರದಲ್ಲಿ ಹೇಳ್ತಾರೆ, ಅಂಬು ಅಂದರೆ ನೀರು, ನೀರು ಅಂದರೆ ಭಕ್ತಿಯ ಸಂಕೇತ. ಇದು ಅರ್ಥ ಮಾಡಿಕೊಂಡಾಗ ಮಧ್ವ ಸಿದ್ಧಾಂತ ಅನ್ನೋದು ಹಣ್ಣು ಇಲ್ಲಿ ತಿನ್ನಕ್ಕೆ ಹೇಳ್ಕೊಡ್ತು, ಅಲ್ಲಿ ಮೋಕ್ಷ ಫಲವನ್ನು ಅನುಭವಿಸ್ಲಿಕ್ಕೆ ದಾರಿ ತೋರಿಸ್ತಾ ಇದೆ. ನನಗೆ ಆಶ್ಚರ್ಯವಾಗಿ ಇಂಥ ಮತ ಜನ ತಿಳ್ಕೊಂಡಿಲ್ಲ, ಯಾತಕ್ಕೆ ಆಶ್ಚರ್ಯ. ಇವತ್ತು ಇಲ್ಲಿ ನೋಡಿದ್ರು ಅದ್ವೈತ ಮೆರಿತಾ ಇದೆ ಎಲ್ಲ ಕಡೆಗೂ, ಹಿಂದಿಯಲ್ಲಿ. ಯಾಕೆ ಅಂದರೆ ಪ್ರಚಾರ ಆಗಿಲ್ಲ ನೆನಪಿರಬೇಕು. ಇವತ್ತು ಏನಾದ್ರೂ ಮಧ್ವಮತ ಪ್ರಸಾರವಾದರೆ ಯೋಗ್ಯರು ಅಯೋಗ್ಯರು ಬಿಟ್ಬಿಡಿ, ಅವ್ರು ಏನು ಮಾಡಿ, ಕ್ರೂಡನಿಗೆ ನೀವು ಸೂರ್ಯ ಬಂದರೂ ಕಾಣೋದಿಲ್ಲ ಅವರಿಗೆ, ಅವ್ರ ತಂತೆ ನಮಗೆ ಬೇಡ. ಯೋಗ್ಯರು ಮಾತ್ರ ಮಧ್ವಮತ ಕಿವಿಗೆ ಬಿದ್ದರೆ ಅದನ್ನು ಅನುಸರಣೆ ಮಾಡಂತೆ ಯಾವ ಮತವನ್ನು ಅನುಸರಣೆ ಮಾಡೋದಿಲ್ಲ ನೆನಪಿರಬೇಕು. ಆದರೆ ನಿಮ್ಮದು ನಮ್ಮ ಮಕ್ಕಳಿಗೆ ತಿಳಿದಿಲ್ಲ, ಅದು ದುಃಖ ಆಗೋದು. ಅವರಿಗೆ ತಿಳಿದಿಲ್ಲ ಅಂತ ನಮಗೆ ದುಃಖ ಅಲ್ಲ, ಅವ್ರವ್ರ ಮನೆಯವರಿಗೆ ಗೊತ್ತಿಲ್ಲ. ಇವತ್ತಿನ ದಿವಸ ಮಧ್ವಮತ ಅಂತ ಒಂದಿದೆ ಅಂತ ಗೊತ್ತಿದ್ದಿದ್ರೆ ಇವ್ರು ಯಾವ ಬಾಬಾ ರಾತ್ರಿ ಹೋಗ್ತಿದ್ರು? ಎಷ್ಟು ವೈಷ್ಣವರ ಮನೆಗಳಲ್ಲಿ ಬಾಬಾನ ಫುಲ್ ಸೈಜ್ ಫೋಟೋಗಳು ಇರ್ತವೆ. ಸಾಲಿಗ್ರಾಮ ಯಾವ ಸೈಜೂ ಇಲ್ಲ, ಅವನು ಫುಲ್ ಸೈಜ್. ಯಾತಕ್ಕೆ ಮಧ್ವ ಸಿದ್ಧಾಂತ ಹೇಳಲಿಲ್ಲ. ಸುಧಾ ಪಾಠ ಹೇಳಿದ್ರೆ ಪಾಠ ಅಲ್ಲ ನೆನಪಿರಬೇಕು, ತತ್ವ ಸಂಖ್ಯಾನ ಪಾಠ, ದ್ವಾದಸ್ತೋತ್ರ ಪಾಠ, ನಖಸ್ತುತಿ ಪಾಠ ನೆನಪಿರಬೇಕು. ಅಷ್ಟು ಹೇಳಿದರೆ ಯಾರು ದಾರಿ ಬಿಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಓದಿದರೆ ಸುಧಾ ಬಿಟ್ಟರೆ ಇಲ್ಲ ಅಂತ ಆ ರೀತಿ ಆಗಬಾರ್ದು. ಸುಧಾ ಓದ್ರೆ ಪಿ ಯು ಸಿ ಓದಿದ್ರು ಅಕ್ಷರ, ಎಸ್ ಎಲ್ ಸಿ ಓದಿದ್ರು ಓದು, ಪಿ ಯು ಸಿನೂ ಓದು, ಡಿಗ್ರಿನೂ ಓದು, ಪಿ ಜಿನೂ ಓದು, ಪಿ ಎಚ್ ಡಿನೂ ಓದು, ಹೌದು ತಾನೇ? ನಮ್ಮ ಹುಡುಗರು ಎ ಬಿ ಸಿ ಡಿ ಕೂಡ ಬರೋದಿಲ್ಲ, ಎಂಥ ಸ್ಥಿತಿ ಆಗುತ್ತೆ ಈಗ? ಹರಿದೇವ ಪರ ಅಂತ ಗೊತ್ತಿಲ್ಲದೆ ಹೋದ್ರೆ ಅದೆಂತ ಓದಾಗುತ್ತೆ? ಅದಕ್ಕೆ ಸ್ವಾಮಿ ವಿಜ್ಞಾಪನೆ ಮಾಡ್ಕೊತಾ ಇದ್ದೆ ಎಲ್ಲ ಮಕ್ಕಳಿಗೆ. ಸುಧಾ ಎಲ್ಲರೂ ಕೂತವಳು ಹರಿದೇವ ಪರ ಅಂತ ರೀತಿಯಲ್ಲಿ ಹರಿ ಸರ್ವೋತ್ತಮ, ಅದೇನೂ ಇದಿಲ್ಲ, ಯಾವ ದೋಷಗಳಿಲ್ಲ. ಅದಕ್ಕೆ ಹಿಂದೆ ಹೇಳಿದ ಹೆಚ್ಚನ್ ಹೆಚ್ಚನ್ ಭಾರಿ ವಿಸಿದ್ಧ ನಾಸ್ತಿಕರವರು. ಜ್ಯೋತಿಷ್ಯ ಕಂಡಾಗಿ ದೇವರು ಕಂಡ್ರೆ ಮೊದಲೇ ಆಗ್ತಿದ್ದಿಲ್ಲ. ನ್ಯಾಷನಲ್ ಕಾಲೇಜ್ ಒಂದ್ಸರಿ ಯಾವುದೋ ಪ್ರವಚನ ಹೆಚ್ಚ ನರಸಿಂಹಯ್ಯ ಒಂದು ಪ್ರವಚನ ಕಲಿಸಿದ್ರು, ಎಚ್ಚರಿ ಗೊತ್ತಲ್ಲ, ವ್ಯಕ್ತಿ ಒಳ್ಳೆ ಭಾರಿ ದುರಾಗ್ರಹ. ಒಂದು ಪ್ರವಚನ ಎಲ್ಲ ನಡೆದಿತ್ತವ್ರೆ, ಅದರೊಳಗೆ ಯಾವುದೋ ಕರೆಸಿಗೆ ಒಂದು ಸೂಪರ್ ನ್ಯಾಚುರಲ್ ಇವೆಂಟ್ಸ್ ಬಗ್ಗೆ ಒಂದು ಸೆಮಿನಾರ್ ಬಗ್ಗೆ ಕರೆಸಿದ್ರು. ಎಲ್ಲ ಮುಗೀತು, ಅವಾಗೇನಾಯ್ತು, ಕೊನೆಗೆ ಒಬ್ರು ಯಾರೋ ಪ್ರಶ್ನೆ ಕೇಳಿದ್ರು, ಸಭೆ ಮುಗೀತು, ಹೇಳಬೇಕಷ್ಟೇನೆ. ಯಾರೋ ಒಬ್ಬ ಹೆಂಗಸು ಪ್ರಶ್ನೆ ಕೇಳಿದ್ರು, ಹೆಚ್ಚು ನರಸಿಂಹನ ಅವರೇ ನಿಮಗೆ ದೇವ್ರ ಬಗ್ಗೆ ಅಭಿಪ್ರಾಯ ಏನು ಅಂತ ಕೇಳಿದ್ರು. ಅವ್ರು ನಕ್ಕತ ಎದ್ದು ಬಿಟ್ರು, ಹೇಳಿದ್ದಾರಲ್ಲ ದೇವ್ರ ದುಡ್ಡೆಲ್ಲ ಸುಳ್ಳಿಲ್ಲ ಕೂಡ, ಯಾರು ನಂಬಲ ಸಾಧ್ಯ ಅಂತ ದೇವ್ರ ನಕ್ಕ ಬಿಟ್ರು. ತಕ್ಷಣ ಸ್ವಲ್ಪ ಸಿಟ್ಟು ಬಂದಾಗ ಒಂದು ನಿಮಿಷ ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು, ದೇವರಂತೆ ಆಚಾರ್ಯ ಏನು ಹೇಳಿದ್ದಾರೆ ಅಂತೇಳಿ ಒಂದು 10 ನಿಮಿಷ ಹೇಳಿದೆ. ತಕ್ಷಣ ನಿಂತ್ಕೊಂಡ್ರು, ಇಂಥ ದೇವ್ರ ನಾನು ಒಪ್ತೇನೆ ಅಂತ ಹೇಳಿದ್ರು. ತಕ್ಷಣ ಇಂಥ ದೇವ್ರನ್ನ ಒಪ್ಪಿಡ್ತೇನೆ ನಾನು. ಯಾಕೆ ಕೇಳಿದ್ರು ಗೊತ್ತಾ, ನಾ ಕೇಳಿದ್ದಲ್ಲ ಕಮರ್ಷಿಯಲ್ ದೇವರುಗಳು, ದುಡ್ಡು ಕೊಟ್ಟರೆ ಬಾಕೊಡೋರು, ಇವರಂತ ನಾವೇ ವಾಚಾರ್ಯ ಅನ್ಕೊಂಡ್ಬಿಟ್ಟಿದ್ದೆ. ನಾವು ಹೇಳಿದ್ರು ಇಷ್ಟು ಸಹಿಸೋದು ಏನೋ ಕೊರತೆ ಇತ್ತೆ ನನಗೆ, ಇವತ್ತು ಸ್ವಾಗತ ಆಯ್ತು ಮನಸ್ಸಿಗೆ ಅಂತ ಹೇಳಿ. ಆಮೇಲೆ 5-6 ವರ್ಷ ಇದ್ರು ಅವರು, ಒಂದ್ಸರಿ ತರ ದೇವರಿಲ್ಲ ಅಂತ ಹೇಳಿಲ್ಲ. ಅವೇ ಫೋನ್ ಮಾಡ್ತಿದ್ರು, ದೇವ್ರ ಬಗ್ಗೆ ಏನು ತಿಳಿದು ಹೇಗೆ ತಿಳ್ಕೊಳ್ಳೋದು ಸಾಧ್ಯ ಆಗ್ತದೆ. ಅಂದ್ರೆ ಭದ್ರಾಚಾರ್ಯ ದೇವರು ಎಂಥವ್ರು ಇಡ್ತಾರೆ, ಒಬ್ಬ 10 ನಿಮಿಷಕ್ಕೊಬ್ಬನಿ ತಿಳಿತದೆ ಅಂತ ಕೇಳಿದ್ರೆ ನಮ್ಮ ಮಕ್ಕಳು ಜನ್ಮ ಪೂರ್ತಿ ಬರೋದು ಯಾಕೆ ತಿಳಿಯೋದಿಲ್ಲ, ಹೇಳೋ ವ್ಯವಸ್ಥೆ ನಮ್ಮಲ್ಲಿಲ್ಲ. ಅದೇ ಪದ್ಧತಿಯಾಗಿರೋ ಇವತ್ತು ಆಚಾರ್ಯರ ಬಗ್ಗೆ ಒಂದು ಸಕಾಲಕ್ಕೆ ಉಪನಯನ ಮಾಡಿ ತಪ್ಪು ಸಂಖ್ಯೆನ ಹೇಳ್ಕೊಟ್ಟು ಬಿಡಿ, ಅದು ಯಾವ ಕೆಟ್ಟದಾರಿ ಪ್ರಮಾಣ ಪದ್ಧತಿ ಹೇಳ್ಕೊಡಿ, ಫಸ್ಟ್ ರ್ಯಾಂಕ್ ಬರ್ತಾರೋ. ಪ್ರಮಾಣ ಪದ್ಧತಿ ಪ್ರಮಾಣ ಮಕ್ಕಳು ಓದ್ಬಿಟ್ರು ಅಂತ ಕೇಳಿದರೆ ಅವ್ರು ಎಲ್ಲಿ ಹೋದ್ರೂ ಫಸ್ಟ್ ರ್ಯಾಂಕ್ ಅಂತ ಕಡಿಮೆ ತಗೊಳ್ಳೋ ಚಾನ್ಸಸ್ ಇಲ್ಲ. ಯಾಕೆ ಹೇಗೆ ಯೋಚನೆ ಮಾಡಬೇಕು ಆಚಾರ್ಯ ಹೇಳ್ಕೊಡ್ತಾರೆ, ಚಿಂತನೆಯ ಕ್ರಮವನ್ನು ಹೇಳ್ಕೊಡ್ತಾರೆ. ನಮಗೆ ನಮ್ಮ ಸಿದ್ಧಾಂತ ಇಟ್ಕೊಂಡು ನಾವು ರಿಟೈರ್ ಆದ್ಮೇಲೆ ಪ್ರಮಾಣ ಪದ್ಧತಿ ಇಟ್ಕೊಡೋಕ್ಕಾಗಬಾರ್ದು. ನಮಗೆ ಜನ ಅದು ಆದ್ಮೇಲೂ ಇಲ್ಲ ಬಿಡಿ ಅಂಥವರು ಇದ್ದಾರೆ, ಹಾಗಾಗಬಾರ್ದು. ಆಚಾರ್ಯ ಸರ್ವ ಪ್ರಕರಣವನ್ನು ಓದಿದ್ರೆ ನಮ್ಮ ಜೀವನ ಸಾರ್ಥಕವಾಗ್ತದೆ. ದಶ ಪ್ರಕರಣಗಳು, ಆ ದಶೆ ಆದರೆ ಪೂರ್ಣ ಅಂತ ಇನ್ನೊಂದು ಅರ್ಥ. ದಶೆ ಶಬ್ದಕ್ಕೆ ಪೂರ್ಣ ಅಂತ ಕರೀತಾರೆ. ಆಚಾರ್ಯ 10 ಪ್ರಕರಣ ಬರೆದ್ರಲ್ಲ, ಪೂರ್ಣ ಪ್ರಕರಣ ಅಂತ ಅರ್ಥ. ನಮ್ಮ ಜೀವನದಲ್ಲಿ ಶಾಶ್ವತವಾದ ತಿಳುವಳಿಕೆ ಬರುತ್ತೆ, ಅದನ್ನೆಲ್ಲ ಪೂರ್ಣ ಓದ್ತಕ್ಕಂಥ ಇಂಥ ಕರುಣೆ ಯಾರು ತೋರಿಸ್ತಾರೆ ಲೆಕ್ಕ ಇಟ್ಟು? ಒಂದು ಪುಟದಲ್ಲಿ ಗ್ರಂಥ ಯಾರು ಬರೀತಾರಾ? ಆಚಾರ್ಯ ಒಂದೇ ಪುಟದಲ್ಲಿ ಬರೀತಾರೆ. ಫ್ರಾನ್ಸಿಸ್ ಬೇಕನ್ ಅಂತಿದ್ದಾರೆ, ಸರ್ ಫ್ರಾನ್ಸಿಸ್ ಬೇ ಹೇಳ್ತಾನೆ, ಯಾರು ಕಡಿಮೆ ಬರೀತಾರಲ್ಲ ಬರ ದೊಡ್ಡ ಜ್ಞಾನಿಗಳು ಅಂತ ಹೇಳ್ತಾರೆ. ಕಡಿಮೆ ಬರೋ ದೊಡ್ಡ ಜ್ಞಾನಿಗಳು, ಮತ್ತೆ ತಿಳಿಯಬಾರದು ದೊಡ್ಡ ಜ್ಞಾನಿಗಳು. ನಮ್ಮಲ್ಲಿ ಎರಡು ಜಾಸ್ತಿ ಬರೀಬೇಕು, ಯಾರಿಗೂ ತಿಳಿಬಾರ್ದು, ಇದಾಗಬಾರ್ದು. ಇವತ್ತು ಕಡಿಮೆ ಬರೀಬೇಕು, ಹೆಚ್ಚು ತಿಳಿಸಬೇಕು. ಒಂದು ಪುಟ ತತ್ವ ಸಂಖ್ಯಾರ, ಒಂದು ಪುಟ ಮಾಯವಾದ ಕನ್ನಡ, ಒಂದೊಂದು ಪುಟ. ಒಂದು ಯಾವುದೇ ಒಂದು ಲೆಟರ್ ಓದೋದಕ್ಕಿಂತ ಅದು ಆಫೀಸ್ಗೆ ಲೆಟರ್ ಬರುತ್ತೆ, ಆ ಲೆಟರ್ ಓದೋದಕ್ಕಿಂತ ಸರ್ವಮೂಲ ಪ್ರಕರಣ ಓದಿ ಹಾಕ್ಬಿಡ್ಬೋದು ನಾವು. ಆದರೆ ಜೀವನದಲ್ಲಿ ವೈಕುಂಠಕ್ಕೆ ಹೋಗುವ ಶಕ್ತಿ ಕೊಡ್ತಾರೆ ಆಚಾರ್ಯರು. ಈ ಸರ್ವಮೂಲದಲ್ಲಿ ಒಂದು 30-40 ಸಲ ಹೇಳೋದಕ್ಕೆ ಬರೋದಿಲ್ಲ, ಆದರೆ ಅದು ಓದಲಿ ಅಂತ ಹೇಳಕ್ ಬರುತ್ತೆ, ಸ್ವಾರಸ್ಯ ಹೇಳೋದಕ್ಕೆ ಬರುತ್ತೆ. ಆಮೇಲೆ ದಶೋಪನಿಷತ್ ಭಾಷೆಗಳು, 10 ಉಪನಿಷತ್ಗೆ ಆಚಾರ್ಯ ಭಾಷೆ ಬರೀತಾರೆ. ಅದಕ್ಕೆ ಅನೇಕ ಕಾರಣ ಉಂಟು. ಉಪನಿಷತ್ತುಗಳು 10 ಅಲ್ಲ, ಅನಂತಾವೈ ವೇದಾಹ. ಉಪನಿಷತ್ತಿಗೆಲ್ಲ ವೇದಕ್ಕೆಲ್ಲ ಉಪನಿಷತ್ತು ಉಂಟಾದ್ರಿಂದ ಅನಂತ ಉಪನಿಷತ್ತುಗಳು ಉಂಟು. ಮತ್ತೆ ಯಾತಕ್ಕೆ ಆಚಾರ 10ಕ್ಕೆ ಬರೋದು ಅಂತ ಕೇಳಿದರೆ ಭಾರಿ ಸುಲಭ. 10ಕ್ಕೆ ಅಪಾರ್ಥ ಮಾಡಿ ಕೆಡಿಸಿದ್ರು, ಅದಕ್ಕೆ ರಿಪೇರಿ ಮಾಡಿದ್ರು ಆಚಾರ್ಯರು ಅಂತ ಅರ್ಥ. 10 ದಶೋಪನಿಷತ್ ಭಾಷೆಗಳಿಗೆ ಅಪಾರ್ಥ ಬರೆದಿದ್ದರಿಂದ ಆಚಾರ್ಯ ಸರಿಯಾದ ಅರ್ಥ ಬರೆದು ದಾರಿ ತೋರಿಸಿದ್ರು. ಅದಕ್ಕೆ ಇನ್ನೊಂದು ಅರ್ಥ, ದಶ ಅಂದ್ರೆ ಪೂರ್ಣ. 10 ಉಪನಿಷತ್ ಭಾಷೆ ಓದಿಬಿಟ್ರೆ ಯಾವುದೇ ಉಪನಿಷತ್ತು ಅರ್ಥ ಆಗುತ್ತೆ ಅಂತ. ಯಾವುದೇ ಉಪನಿಷತ್ತು ಪ್ರತ್ಯೇಕ ಓದಬೇಕಾದ ಕಾರಣ ಇಲ್ಲ. ಈ ಭಾಷೆ ಎಲ್ಲದಕ್ಕೂ ಕೂಡ ಮಾರ್ಗದರ್ಶನ ಮಾಡತಕ್ಕಂಥ ಭಾಷ್ಯ, ಅದನ್ನು ಓದಬೇಕು. ಅದು ಈಶಾವಾಸ್ಯ ಭಾಷೆ ಎಷ್ಟು ಚಿಕ್ಕದು, 7 ಉಪನಿಷತ್ ಚಿಕ್ಕದು, 3 ದೊಡ್ಡದು. ಅದರಲ್ಲಿ ಎಷ್ಟು ದೊಡ್ಡ ದೊಡ್ಡ ಸಮಸ್ಯೆ ಬಿಡಿಸ್ತಾರೆ ಆಚಾರ್ಯರು. ಈಶಾವಾಸ್ಯ ಮಿದಂ ಸರಬಹುದು, ಆಮೇಲೆ ಕೇನೇಶಿತಂ ಪ್ರೇಷಿತಂ ಪತತಿ ಮನಃ ಆಗಬಹುದು. ಅತ್ಯಂತ ಸೂಕ್ಷ್ಮ ವಿಚಾರಗಳು, ಸೂಕ್ಷ್ಮ ಪದಗಳು ಎಲ್ಲವನ್ನು ಬಿಡಿಸಿ ಬಿಡಿಸಿ ಆಚಾರ್ಯ ಹೇಳೋ ಕ್ರಮ ಇದೆಯಲ್ಲ, ಬಹಳ ದೊಡ್ಡದು. ನೆನಪಿರಲಿ, ಋಗ್ಭಾಷ್ಯ ಮತ್ತು ಉಪನಿಷತ್ ಭಾಷೆಗಳಲ್ಲಿ ಒಂದು ಎಚ್ಚರಿಕೆ ಮಾತ್ರ ನಮಗಿದೆ. ಯಾರು ಒಂದು ವೇದಾಧ್ಯಯನ ಮಾಡಬೇಕಾದ್ರೆ ಅವಿದಿತ ಛಂದೋ ಬ್ರಾಹ್ಮಣ ದೈವತೇನ, ನಮಗೆ ಛಂದಸ್ಸು ಗೊತ್ತಿಲ್ಲ, ಅದಕ್ಕೆ ಅರ್ಥ ಗೊತ್ತಿಲ್ಲ, ಮತ್ತು ಅದಕ್ಕೆ ಮುಖ್ಯವಾಗಿ ಪ್ರತಿಪಾದ್ಯ ದೇವತೆ ಗೊತ್ತಿಲ್ಲ, ಈ ರೀತಿಯ ವೇದಾಧ್ಯಯನ ಮಾಡಿಬಿಟ್ರೆ ಸ್ಥಾನುರ್ವಚ್ಚತಿ ಹೇಳ್ತಾ ಗರ್ತೇವಾಪದ್ಯತೆ ಪ್ರವಾಮೀಯತೆ ಅಂತ ಹೇಳ್ತಾರೆ. ಛಂದೋಜ್ಞಾನ, ಋಷಿಜ್ಞಾನ, ದೇವತಾಜ್ಞಾನ, ಅರ್ಥಜ್ಞಾನ ನಾಕಿಲ್ಲದೆ ವೇದ ಓದಿದರೆ ಹಾಳಾಗಿ ಹೋಗ್ತಾನೆ, ಅಪಮೃತ್ಯು ಬರುತ್ತೆ, ನರಕಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ. ಅದಕ್ಕೇನು ಮಾಡಿಬಿಟ್ರು, ಇದು ಈ ಅರ್ಥ ಇಟ್ಕೊಬೇಡ. ಯಾವ ಭಾಷ್ಯಕಾರರು ಕೂಡ 10 ಉಪನಿಷತ್ತಿನಲ್ಲಿ ಋಷಿ ದೇವತೆ ಹೇಳಲೇ ಇಲ್ಲ ಗೊತ್ತಾಯ್ತು, ಉಳಿದವರು ಕೂಡ 10 ಒಂದಕ್ಕೂ ಹೇಳಲಿಲ್ಲ ಅಂತ ತಿಳ್ಕೊಂಡು ಬಿಟ್ರೆ ನರಕಕ್ಕೆ ಹಾಕೋ ಭಾಷೆ ಬರೋದಾಗಾಯ್ತೋ ಇಲ್ಲ ಅವರಿಗೆ, ನರಕಕ್ಕೆ ಹಾಕೋ ಭಾಷೆ ಬರದಂತೆ ಆಯಿತು. ಎಷ್ಟು ಅಪಾಯಕರ ಅದು. ಒಂದು ಆಚಾರ ಮೊದಲು ಮಾಡಿದ ಕೆಲಸ, ಪ್ರತಿಯೊಬ್ಬದಕ್ಕೂ ಋತಿಯಾರು ದೇವತೆಯಾರು, ಋಷಿಯಾರು ದೇವತೆಯಾರು. ಈಶಾವಾಸ್ಯಕ್ಕೆ ಸ್ವಾಯುಭವನು ಋಷಿ, ಯಜ್ಞನಾಭ ಪರಮಾತ್ಮ ದೇವತೆ. ಎಷ್ಟು ಸರಳವಾಗಿ ನಮ್ಮ ಜೀವನವನ್ನು ಭದ್ರಪಡಿಸಿಬಿಡ್ತಾರೆ ಆಚಾರ್ಯರು. ವೇದಾಧ್ಯಯನಕ್ಕೆ ಗೇಟ್ ಓಪನ್ ಮಾಡ್ತಾರೆ. ಛಂದೋಜ್ಞಾನ, ಋಷಿಜ್ಞಾನ, ದೇವತಾ ಜ್ಞಾನ ಬೇಕು. ಇದು ಸಾಮಾನ್ಯವಾದ ಅರ್ಥದೊಳಗೆ. ಅದಕ್ಕಿಂತ ದೊಡ್ಡದೊಂದಿದೆ ಗೊತ್ತಾ? ಬರೀ ಛಂದೋಜ್ಞಾನ ಅಂತ ಹೇಳಿದ್ರೆ ಈ ಛಂದಸ್ಸು, ಅನುಷ್ಠುಪ್ ಛಂದಸ್ಸು, ತಿಷ್ಟುಪ್ ಛಂದಸ್ಸು ತಿಳ್ಕೊಳ್ಳೋ ಜ್ಞಾನ ಅಲ್ಲ, ಛಂದೋ ಅಭಿಮಾನಿ ದೇವತಾ ಜ್ಞಾನ ಬೇಕು. ಅದನ್ನು ಉಪನಿಷತ್ತು ಜನಕ್ಕೆ ಅರ್ಥನೇ ಆಗಿರಲಿಲ್ಲ, ಬರೀ ಛಂದ ಸೇರಿಸ್ತಾ ಕೊಡ್ತಿದ್ರು ಅಷ್ಟೇ ಹೊರತು ಈ ಅಭಿಮಾನಿ ದೇವತಾ ಜ್ಞಾನ ಬರಬೇಕು ನಮಗೆ. ಜೊತೆಗೆ ದೇವತಾ ಜ್ಞಾನ ಅಂದ್ರೇನು? ಏಕದೇಶ ದೇವತಾ ಜ್ಞಾನ ಬಂದ್ರೆ ಸಾರದು, ಸರ್ವವೇದ ಪ್ರತಿಪಾದ್ಯ ಆರಂಭ ಜ್ಞಾನ ಬರಬೇಕು ಅಂತ ಹೇಳ್ತಾ ಆಚಾರ್ಯರೆಲ್ಲ ತಿಳಿಸಿಬಿಟ್ಟು ಸುಭದ್ರವಾದ ಒಂದು ವ್ಯವಸ್ಥೆ ಮಾಡಿಬಿಡ್ತಾರೆ. ಎಲ್ಲಿವರೆಗೆ ಹೇಳ್ತಾರೆ ಗೊತ್ತಾ? ಯಾವುದೇ ಮಂತ್ರ ನಿಮಗೆ ಸಿಕ್ತು, ಋಷಿ ಗೊತ್ತಿಲ್ಲ, ದೇವ ಋಷಿ ಅಂತ ತಿಳ್ಕೊಳ್ಳಿ, ಮುನಿಸ್ತು ಸರ್ವವಿದ್ಯಾನ ಪರಮಾತ್ಮ ದೇವತೆ ಮುಗಿದೋಯ್ತು. ಆಮೇಲೆ ಎಲ್ಲಿಗೆ ಹೋಗು ಯಾವ ಅಂತ ದೇವತೆ ಗೊತ್ತಿಲ್ಲ, ನಾರಾಯಣ ದೇವತೆ ಯಾಕೆ ಯೋಚನೆ ಮಾಡ್ತೀರಿ, ಎಲ್ಲದಕ್ಕೂ ನಾರಾಯಣ ದೇವತೆ, ಎಲ್ಲದಕ್ಕೂ ನಾರಾಯಣ ಋಷಿ, ಆಮೇಲೆ ಬ್ರಹ್ಮದೇವ ಋಷಿ ಅಂತ ತಿಳ್ಕೊಂಡ್ರೆ ಮುಗಿದೇ ಹೋಯ್ತಲ್ಲ. ಎಷ್ಟು ಸರಳ ಉಪಾಯ. ಈ ರೀತಿ ಹೇಳೋದಕ್ಕೆ ಏನಾದರೂ ಕೂಡ ನಾವು ಬೇರೆಯವರು ಯೋಚನೆ ಮಾಡಿದ್ವ, ಸುತಾರಾಮ್ ಸಾಧ್ಯ ಇರಲಿಲ್ಲ. ಆಚಾರ್ಯ ಹತ್ತು ಉಪನಿಷತ್ತುಗಳ ಭಾಷೆಗಳ ಕೊಡುಗೆ, ಋಗ್ಭಾಷ್ಯದ ದೊಡ್ಡ ಕೊಡುಗೆ ಅಂದರೆ ಋಷಿ ದೇವತಾ ಛಂದೋ ಜ್ಞಾನ, ಛಂದೋಹದಾನೆ ದೇವತಾ ವಿವರ. ಋಷಿಗಳು ಅಂದ್ರೆ ಬರೀ ಋಷ್ಯಾವತಾರ ಅಷ್ಟೇ ಋಷಿಗಳಲ್ಲ, ಋಷಿಗಳಿದ್ದಾರೆ, ದೇವರಿಂದ ಶುರುವಾಗುವ ಋಷಿಗಳು, ಮಹಾದೇವ ನಾರಾಯಣ ಋಷಿ, ಮಹಾಲಕ್ಷ್ಮಿ ಋಷಿ, ಬ್ರಹ್ಮದೇವ ಋಷಿಗಳು ಎಲ್ಲ ಹೇಳ್ತಾ 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 ಬರ್ತಾರೆ. ಎಲ್ಲ ತಾರತಮ್ಯ ಜ್ಞಾನದಂತೆ ಯಾರು ತಿಳ್ಕೊಂಡು ಓದ್ತಿರಲ್ಲ, ಇಲ್ಲಿ ತಿಳ್ಕೊಂಡು ಹೋದ್ರೆ ಸ್ವಾಧ್ಯಾಯನೈವ ಮೋಕ್ಷಸ್ಯಾಪ್ತ ಅಂತ ಹೇಳ್ತಾರೆ. ಇದನ್ನು ತಿಳ್ಕೊಂಡು ಓದಿ ಅಧ್ಯಯನದ ಮಾರ್ಗ ಮೋಕ್ಷ ಆಗುತ್ತೆ. ಇಂಥ ಅರ್ಥ ಯೋಚನೆ ಮಾಡೋ ಸ್ಥಿತಿಯಲ್ಲೂ ಜನ ಇರಲಿಲ್ಲ. ಕೆಲವು ಸೂಕ್ಷ್ಮ ಪದಗಳು ಕೆಲವೆಲ್ಲ, ನಾನು ಚರಕರಾಗಿ ಹೋಗಿದ್ದೆ ಅಂತ ಬರುತ್ತೆ ಉಪನಿಷತ್ತಲ್ಲಿ, ಚರಕರಾಗಿ ಹೋಗಿದ್ದೆ. ಏನು ಚರಕರಾಗಿ ಹೋಗಿದ್ದೆ, ಅರ್ಥನೇ ಆಗೋದಿಲ್ಲ. ತಷ್ಟ ಆಚಾರ್ಯ ಬರೀತಾರೆ, ಚರಕ ತೀರ್ಥ ಸಂಚಾರಿ ವಿತ್ತಾರ್ಥಿ ಕರಕ ಸ್ಮೃತ. ಚರಕ ಕರಕ, ಕರಕ ಅಂತ ಹೇಳಿದ್ರೆ ಬಿಸಿನೆಸ್ ಟೂರ್, ಚರಕ ಅಂದ್ರೆ ಪಿಲ್ಗ್ರಿಮೇಜ್ ಸೆಂಟರ್ ಅಂತ. ಯಾತ್ರೆಗೆ ಹೋದ್ರೆ ಚರಕ, ವ್ಯಾಪಾರಕ್ಕೆ ಹೋದ್ರೆ ಕರಕ ಅಂತ ಕರೀತಾರೆ. ಆಚಾರ್ಯ ಮಾತನ್ನು ಬರೆದಾಗ ಎಷ್ಟು ಸೂಕ್ಷ್ಮ ವಿಚಾರದವರೆಗೆ ಬೆಳೆಸಿರ್ತಾರೆ. ಭಾಗವತಲ್ಲಿ ಬರುತ್ತೆ, ಮಾ ಶಾಲಿನಿ ಮಾಹ ಅಂತ ಬಂದ್ಬಿಡು, ಶಾಲಿನಿ ಮಾಹ ಮಾಲಿನಿ ಮಾಹ, ಯಾರು ದೇವಹೂತಿಗಳು ಶಾಲಿನಿ ಹೇಳಿದ್ರು ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, ದೇವಹೂತಿನ ಹೆಸರಿದೆ, ಯಾರು ಶಾಲಿನಿಂದ ಇದ್ಲಿ ಶಾಲಿನಿಂದ ಬರ್ಲಿಲ್ಲ ಈಗ ಅಂತ ಕೇಳಿ ಆಚೆ ಹೇಳ್ತಾರೆ. ಶಾಲಿನಿ ಮಾಲಿನಿ ಭಾರ್ಯ ಅವೆಲ್ಲ ಪರ್ಯಾಯ ಪದಗಳು ಅಂತ ಹೇಳಿ ಹೆಂಡತಿ ಹೇಳಿದ ಅಂತ ಅರ್ಥ. ಶಾಲಿನಿ ಅಂತೇಳಿ ಹೆಂಡತಿ ಇವೆಲ್ಲ ಅರ್ಥ ಗೊತ್ತಾಗಬೇಕಾದ್ರೆ ಯಾವ ನೌಕರಿ ಸಿಗ ಅವರ ಕೋಶದಲ್ಲಿ ಸಿಗೋದಿಲ್ಲ ಇವೆಲ್ಲ ಕೂಡ. ಶಬ್ದ ನಿರ್ಣಯ, ನಾಮ ಮಹೋದಧಿ ಮತ್ತು ಅನೇಕ ವಾಕ್ಯ ನಿರ್ಣಯ ಮೊದಲಾದ ಅಭಿದಾನ ಉಲ್ಲೇಖ ಮಾಡ್ತಾ ಆಚಾರ್ಯ ಹೊಸ ಬೆಳಕನ್ನು ಚೆಲ್ತಾರೆ. ಇವರು ಬಂದರು, ಶುಕಾಚಾರ್ಯರು ಬಂದರು, ಅವ್ರು ಹೇಗಿದ್ದರು ಅಂದರೆ ಅಪೀಚ್ಯ ವಯಸ್ಸು ಅಂತ ಕರೆದ್ಬಿಟ್ರು. ಏನು ಅಪೀಚ್ಯ ವಯಸ್ಸು ಅಂದ್ರೆ ಏನು ಗೊತ್ತೇ ಆಗೋದಿಲ್ಲ. ತಷ್ಟ ಬರೀತಾರೆ, ಕೈಶೋರ ಯೌವನಾಭ್ಯಂತ ಕಾಲ ಅಪೀಚ್ಯ ಮುಚ್ಚತೆ. ಅವನು ಕೈಶೋರ ದಾಟಿದ್ದಾನೆ, ಯೌವನಕ್ಕೆ ಮಿದ್ಲಿದ್ದಾನೆ, ಟೀನೇಜರ್ ಎಂಬ ಅರ್ಥವನ್ನು ಹೇಳ್ತಾ ಕರೆಕ್ಟಾಗಿ ವಯಸ್ಸಿಗೆ ಬಂದಿದ್ದ. ಎಷ್ಟು ಸೂಕ್ಷ್ಮ ವಿಚಾರಗಳ ಬಗ್ಗೆ ಆಚಾರ್ಯ ಕೊಡ್ತಕ್ಕಂಥ ರೀತಿ ನೀತಿ ನೀತಿಗಳು ತೀರಾ ಅಮೋಘ. ಇನ್ನು ಕಾಮ ಅಂದ್ರೇನು, ಕ್ರೋಧ ಅಂದ್ರೇನು, ಎಲ್ಲ ಟೆಕ್ನಿಕಲಿ ಅರ್ಥ ಆಗ್ಬೇಕು ನಮಗೆ. ಟೆಕ್ನಿಕಲಿ ಕಾಮ ಅಹಂಕಾರ ಅಂದ್ರೆ ಏನು ನಮಗೆ ಅರ್ಥ ಆಗೋದಿಲ್ಲ. ಅಹಂಕಾರ ಬರ್ತಾ ಬಾರಿ ಅಂದ್ಬಿಡ್ತೇವೆ ಅಷ್ಟೇ, ಅದು ಏನು ಅರ್ಥ ಗೊತ್ತಾಗೋದಿಲ್ಲ. ಅಸ್ವರೂಪೇ ಸ್ವರೂಪತ್ವ ಮತಿರೇವಹಿ ಅಹಂಕೃತಿ, ಯಾವುದು ನಮ್ಮದಲ್ಲ ಅದು ನಮ್ಮದನ್ನು ತಿಳ್ಕೊತೇವಲ್ಲ ಅಹಂಕಾರ ತಿಳಿಬೇಕಾದ್ರ. ನಾವು ಇನ್ನೊಂದು ಹೇಳ್ತೇವೆ, ಅವ್ರು ಮತ್ಸರ ಮತ್ಸರ, ಏನು ಮತ್ಸರ ಅಂದ್ರೇನು ಅರ್ಥನೇ ಆಗೋದಿಲ್ಲ. ತಷ್ಟ ಹೇಳ್ತಾರೆ, ಅಪ್ರೀತಿಯರು ಮದ್ವಶವು ನಾಯಂ ಇದು ಮತ್ಸರ ಈ ರೀತ. ನನಗೆ ಅಧೀನನಾಗಿಲ್ಲ ಅಂತ ತಿಳ್ಕೊತೇವಲ್ಲ ಅದೇ ಮಾತ್ಸರ್ಯ ಅಂದ್ರದೇನೆ. ಅದು ಯಾರ್ಯಾರು ಬರುತ್ತೆ, ಈಕ್ವಲ್ ಆಗಿದ್ದ ಬರುತ್ತೆ, ಅವನು ಅವನಿಗೆ ಗೊತ್ತ ನನಗೂ ಗೊತ್ತಿದೆ, ಸಂಕಟ ಶುರುವಾಗುತ್ತೆ. ತನ್ನ ಡಿಪೆಂಡ್ ಆಗೋದಿಲ್ವಲ್ಲ ಅವನು, ಅದೇ ಮಾತ್ಸರ್ಯ ಅಂತ ಹೇಳಿದ. ಎಲ್ಲ ಪದ ಬಿಡ ಅದೇ ಡಿಸ್ಟರಿ ಆಗುತ್ತೆ. ಮಧ್ವ ಕೋಶ, ಅವರ ಕೋಶ ಇವರ ಕೋಶ ಎಲ್ಲ ಲೌಕಿಕ ಕೋಶಗಳು, ಮಧ್ವ ಕೋಶ ಅದನ್ನ ನಾವು ಮಾಡಿಬಿಟ್ರೆ ಇವು ಫಿಲಾಸಫಿಕಲ್ ಡಿಕ್ಷನರಿ ಅದು ಒಂದು. ಅದೆಲ್ಲ ಆಚಾರ ಅರ್ಥ ಬರೆಯುವ ಕ್ರಮ, ಅವ್ರು ಎಷ್ಟು ವೈವಿಧ್ಯವನ್ನು ಹೇಳ್ತಾರೆ ಸಾಧ್ಯನೇ ಇಲ್ಲ. ಆಮೇಲೆ ಗೀತಾ ಭಾಷೆ ಗೀತಾ ತಾತ್ಪರ್ಯಕ್ಕೆ ಹೋಗಿಬಿಟ್ರಂತೂ ಗೊಂದಲಮಯವಾದ ವಾತಾವರಣ ಬಂದೋಗಿತ್ತು. ಗೀತಾ ಭಾಷ್ಯದೊಳಗೆ ಕೃಷ್ಣ ಏನು ಹೇಳ್ತಾನೆ ಎಂಬುದನ್ನ ಅವ್ರ ಶಿಷ್ಯರಿಗೆ ಹೇಳೋದಿರಲಿ, ಅವ್ರು ಫುಲ್ ಆಫ್ ಕನ್ಫ್ಯೂಷನ್. ಕೆಲವು ಮತಗಳನ್ನು ಓದಿ ತಲೆ ಬಿಡ, ಪ್ರಜ್ಞಾವಾದ ಅಂದ್ರೇನು, ಆ ಪ್ರಜ್ಞಾವಾದದ ಬಗ್ಗೆ ಪ್ರಜ್ಞಾವಾದ ಮಾಡಿದವರೇ ಜಾಸ್ತಿ, ಪ್ರಜ್ಞಾವಾದ ತೋಚಿದ ಅರ್ಥ ಬರೆದವರೇ ಜಾಸ್ತಿ ಅಂತ ಅರ್ಥ. ಏನೇನೋ ಅರ್ಥ ಬರೆದ್ಬಿಟ್ಟು ಪ್ರಜ್ಞಾವಾದ ಅಂತ ಹೇಳಿದ್ರೆ ಹೇಳ್ತಾರೆ, ತಿಳುವಳಿಕೆಯ ಮಾತುಗಳನ್ನು ಅರ್ಥ ಬರಿಬೇಡಿ. ಅದಕ್ಕೆ ಸಮನೀಶುದ್ಧ ವಚನಾನಿ, ಸ್ವಂತ ಬುದ್ಧಿಯಿಂದ ಮಾಡಿದ ಹರಟೆಯ ಮಾತುಗಳೇ ಹೊರತು ನಿಜವಾಗಲೂ ಕೂಡ ಶಾಸ್ತ್ರದ ಬೇಸಿಸ್ ಅಲ್ಲ, ಅದು ಕೇವಲ ಬುದ್ಧಿಯಿಂದ ಮಾತಾಡಿದ ಮಾತುಗಳಿಗೆ ಬೆಲೆ ಇಲ್ಲ ಅಂತ ಆಚಾರ ಅರ್ಥ ಬರೆದುಬಿಟ್ಟು ಪ್ರಜ್ಞಾವಾದ ಶಬ್ದಕ್ಕೆ ಅರ್ಥವನ್ನು ಬರೀತಾರೆ. ವೇದವಾದ ಅರ್ಥ ಆಗಿದ್ದಿಲ್ಲ, ಪ್ರಜ್ಞಾವಾದ ಅರ್ಥ ಆಗಿದ್ದಿಲ್ಲ. ವೇದವಾದ ರಥ ಪಾರ್ಥ ನಾನೇ ಅದಸ್ತಿ ಇತಿ ವಾದಿನಃ, ವೇದವಾದ ರಥರಿದ್ದಾರೆ ಅಂತ ಹೇಳಿದ ತಕ್ಷಣ ನೋಡಿದ್ರೆ ಕೃಷ್ಣ ವೇದ ಪ್ರಮಾಣ ಅಲ್ಲ ಅಂತ ಹೇಳ್ತಾನೆ, ಉಪನಿಷತ್ತುಗಳೇ ಪ್ರಮಾಣ. ಈ ಸಂಬಂಧ ಇದೆ ಅದಕ್ಕೆ ಏನಾದರೂ ಕೂಡ. ವೇದವಾದ ಅಂದ್ರೆ ಏನು ಆಚಾರ್ಯ ಹೇಳ್ತಾರೆ, ವಾದ ಮುಖತಃ ವಚನ ಸ್ಮೃತಂ, ಹೊರಗಿನ ಅರ್ಥವನ್ನ ವಾದ ಅಂತ ಕರೀತಾರೆ, ಹೊರಗಿನ ಅರ್ಥವನ್ನ ಅದು ವೇದ, ಹೊರಗಿನ ಅರ್ಥ ವೇದವಾದ ಅಷ್ಟೇನೆ. ಮತ್ತೆ ತ್ರೈಗುಣ್ಯ ವಿಷಯ ವೇದ, ವಿಷಯ ಅಂದ್ರೆ ಏನು, ಮತ್ತೆ ವಾದ ವಿಷಯಕತ್ವಂಚ, ಯಾವಾಗಲೂ ಕೂಡ ಮುಖತಃ ವಚನ ಸ್ಮೃತಂ, ಮೇಲ್ನೋಟದ ಅರ್ಥವನ್ನ ವಿಷಯ ಅಂತ ಕರೀತಾರೆ. ಎಂಥ ಸೂಕ್ಷ್ಮ ವಿಚಾರಗಳ ದೊಡ್ಡ ಒಂದು ಸುರಿಮಣೆ ಮಾಡ್ತಾರೆ ಆಚಾರ್ಯರು. ಕಾಮನೆ ಬಿಡಬೇಕು ಕಾಮನೆ ಬಿಡಬೇಕು ಅಂತ ಭಗವಂತ ಹೇಳಿದಾಗ ಪ್ರಶ್ನೆ ಹಾಕೋತಿ, ಎಲ್ಲ ಕಾಮನೆ ಬಿಟ್ಟರೆ ನೀವು ಹೇಳೋದನ್ನು ಕೇಳಿಸ್ತಾರೆ, ಕಾಮನೆ ನಮಗೆ ಬೇಕಲ್ಲ ಕೊನೆ ಪಕ್ಷ. ಇವತ್ತು ಕಾಮನೆ ಬಿಡೋದು ಅಂದ್ರೆ ಏನು ಪ್ರಶ್ನೆ ಆಚಾರ್ಯ ಹೇಳ್ತಾರೆ, ಅಥವಾ ಅನಿಷಿದ್ಧ ಕಾಮಿತೈವಾತೋ ಹಿ ಅಕಾಮತ್ವ ಮಿತೀರಿಯತೆ. ನಿಷಿದ್ಧ ಬೈಕಿ ಬಿಡೋದನ್ನೇ ಕಾಮನೆ ಬಿಡೋದು ಅಂತಾರೆ ಹೊರತು ಎಲ್ಲ ಕಾಮನೆ ಬಿಡಬಾರದು. ಇವತ್ತು ಊಟ ಮಾಡಬಾರದು, ಊಟ ಬಿಡಬಾರದು ಅಂತ ಹೇಳಿ ಸತ್ತೋಗ್ಬಿಡ್ತಾನೆ. ನಿಷಿದ್ಧ ಊಟ ಮಾಡಬಾರದು ಅಷ್ಟೇ, ನಿಷಿದ್ಧ ವಸ್ತುಗಳನ್ನು ತಿನ್ನಬಾರದು ಶಾಸ್ತ್ರ ಹೇಳುತ್ತೆ ಹೊರತು ಊಟನೇ ಮಾಡಬಾರ್ದು ಅಂತ ಶಾಸ್ತ್ರ ಹೇಳಿಲ್ವಲ್ಲ. ಕಾಮನೆ ಅಂದ್ರೆ ಹಾಗೇನೆ, ನಿಷಿದ್ಧ ಕಾಮನೆ ಇರಬಾರದು. ಇದು ಅನೇಕ ಅರ್ಥಗಳನ್ನು ಹೇಳ್ತಾ ಹೇಳ್ತಾ ಗೀತೆಗೆ ಗೀತೆ ಅಂದರೆ ಅದು ಪ್ರಾಮಾಣ್ಯ ಹೇಗೆ, ಅದರ ಸ್ಥಾನಮಾನ ಏನು, ಯಾರು ಯೋಚನೆ ಮಾಡಿದ್ರೆ ಅರ್ಥ ಬರ್ದಿತ್ತು. ಆಚಾರ್ಯ ಹೇಳ್ತಾರೆ, ಭಾರತಂ ಸರ್ವಶಾಸ್ತ್ರೇಶು, ಭಾರತೇ ಗೀತಿಕಾವರ, ಮಹಾಭಾರತ ವೇದಾದಿ ಎಲ್ಲ ಶಾಸ್ತ್ರಗಳಿಗಿಂತ ದೊಡ್ಡದು, ಅದರಲ್ಲೂ ಕೂಡ ಎರಡು ದೊಡ್ಡದು, ಒಂದು ಭಗವದ್ಗೀತಾ, ಒಂದು ವಿಷ್ಣು ಶಾಸ್ತ್ರ. ಇದನ್ನು ಹೇಳಿದ ಮೇಲೆ ಗೀತೆ ಯಾತಕ್ಕೆ ಬರೀತೇವೆ ಅಂತ ಅರ್ಥ ಆಗುತ್ತೆ. ಗ್ರಂಥದ ಪ್ರಾಮಾಣ್ಯವನ್ನೇ ನೀವು ಸಮರ್ಥನೆ ಮಾಡದೆ ಹೋದರೆ ಗ್ರಂಥಕ್ಕೆ ಓದೋದೇನು ಮುಂದೆ? ನೀವೀಗ ಈ ಕೆಲಸವನ್ನು ಸೂತ್ರ ಭಾಷೆಗೂ ಯಾರೂ ಸೂತ್ರಕ್ಕೂ ಮಾಡಲಿಲ್ಲ, ಆಮೇಲೆ ಗೀತಕ್ಕೂ ಮಾಡಲಿಲ್ಲ, ಉಪನಿಷತ್ತಿಗೂ ಮಾಡಲಿಲ್ಲ, ವೇದಗಳಿಗೂ ಮಾಡಲಿಲ್ಲ. ಅದಿಷ್ಟನ್ನು ಆಚಾರ್ಯರು ಮಾಡಿ ತೋರಿಸ್ತಾ ಆ ಗ್ರಂಥದ ಸ್ಥಾನಮಾನಗಳನ್ನು ಹೇಳ್ತಾ ಹೋಗ್ತಾರೆ. ಮಹಾಭಾರತ ತಾತ್ಪರ್ಯನೇ ಬರೆದ್ರೆ ಮಹಾಭಾರತ ಸ್ಥಾನ ಏನು, ಗೀತಾ ಭಾಷೆ ಗೀತಾ ತಾತ್ಪರ್ಯ ಬರೆದ್ರೆ ಅದರ ಸ್ಥಾನ ಏನು? ನೆನಪಿರಲಿ, ಆಚಾರ್ಯ ಗೀತಾ ಭಾಷೆ ಬರೆದಾಗ ಹೊಸ ಒಂದು ಗಣಕನ್ನು ಕೊಟ್ಟಾಗ ಅವರ ವಯಸ್ಸು 16-17 ಅಷ್ಟೇ, ಜಾಸ್ತಿ ವಯಸ್ಸಾಗಿಲ್ಲ ಆಚಾರ್ಯರಿಗೆ, ಆಗ ಬರೆದಿದ್ದಾರೆ. ಆ ಮುಂಚೆ ಜಗತ್ತು ಕಂಡು ಕೇಳನೇ ಇದ್ದ ಮಾತುಗಳನ್ನು ಆಚಾರ್ಯ ಬರೀತಾರೆ. ಇವತ್ತು ಕರ್ಮಣ್ಣೆ ವಾಧಿಕಾರಸ್ಥೆ ಮಾಫರೇಶು ಕದಾಚನ, ಕೆಲವರಿಗೆ ಎಷ್ಟು ಮಟ್ಟಿಯಾಗಿತ್ತು ಗೊತ್ತಾ? ಕರ್ಮಣ್ಣೆ ವಾಧಿಕಾರಸ್ಥೆ ಅಲ್ಲ, ಕರ್ಮಣ್ಣೆ ವ್ಯಾಧಿಕಾರಸ್ಥೆ ಅಂತ ಜನಗಳಿದ್ದು, ಅಷ್ಟರ ಮಟ್ಟಿಗೆ ಬುದ್ಧಿ ಕೆಟ್ಟ ಜನಗಳಿದ್ದು. ಎನಕ್ಕೆ ತಲೆ ಕೆಟ್ಟೋಗಿತ್ತು, ಏನ್ರಿ ಇದು ಕರ್ಮ ಮಾಡಿ ಅಂತ ಹೇಳೋದು, ಫಲ ಕೇಳಬೇಡ ಅಂತ ಹೇಳೋದು. ಇವತ್ತು ಪುಸ್ತಕ ಬಂದಿದೆ ಕನ್ನಡ, ದೊಡ್ಡ ಪುಸ್ತಕ ಒಂದು, ಗೀತೆ ಮತ್ತು ಮಾರ್ಕ್ಸ್ವಾದ ಅಂತ ಹೇಳಿದ್ರೆ ಅದಕ್ಕೆ. ಗೀತೆ ಕಾರ್ಮಿಕರಿಗೆ ವಿರೋಧಿಯಾದಂಥ ಗ್ರಂಥ, ಕಾರ್ಮಿಕರ ಶೋಷಣೆ ಮಾಡ್ತಕ್ಕಂಥ ಗ್ರಂಥ. ಕೆಲಸ ಮಾಡಿ ಸಂಬಳ ತಗೊಳ್ಳಿ ಕೇಳಬೇಡಿ ಅಂತ ಆಯ್ತಾ ಇಲ್ಲ. ಇದು ಒಂದು ಬೈತಾರೆ ಗೀತೆ, ನೀವು ದೊಡ್ಡ ಪುಸ್ತಕ ಅದು ಎಷ್ಟೋ ಜನಕ್ಕೆ ಫ್ರೀ ಹಂಚ್ತಾರೆ ಜನಗಳು, ಇದು ಆಶ್ಚರ್ಯ. ಫ್ರೀ ಕೆಟ್ಟ ವಿಚಾರ ಫ್ರೀ ಹಂಚುತ್ತಾರೆ, ಒಳ್ಳೆಯ ವಿಷಯ ನಾವು ಹಂಚ ವ್ಯವಸ್ಥೆನೇ ಮಾಡಿಲ್ಲ. ಇದು ಪದ್ಧತಿಯಾಗಿರೋದು ಕೆಟ್ಟ ವಿಷಯ ನೋಡಿದ್ರೆ ಎಷ್ಟು ತಪ್ಪಿದೆ. ಬೆಳೆ ಬೆಳೆದು ಕೆಲಸ ಮಾಡಿಕೊಳ್ಳು ಸಾಯಂಕಾಲದವರೆಗೂ, ಬೆಂಗಳೂರಿಗೆ ಬಂದ, ರಿಕ್ಷಾ ಹತ್ತಿದ, ಬೆಂಗಳೂರಿನ ಟೂರ್ ಹೊಡೆದ್ಬಿಟ್ಟ, ರಾತ್ರಿ 12 ಬೆಳಗ್ಗೆ 6 ಅವನು ದುಡ್ಡು ಕೇಳಿದ, ಭಗವದ್ಗೀತೆ ಓದಿನೇನಪ್ಪ ನೀನು, ಕರ್ಮಣ್ಯ ವಾಧಿಕಾರಸ್ಥೆ ಮಹಾಪರೇಶು ಕದಾಚನ, ದೇವ್ರು ಒಳ್ಳೇದು ಮಾಡಿದ್ರೆ ಏನ್ ಮಾಡ್ತಾರೆ? ಮೊದಲೇ ಮಾಡ್ರ ಮಾಡ್ತಾರೆ, ಕೊಂಡಾಕ್ಬಿಡ್ತಾರೆ ಅಷ್ಟೇ. ಗೀತೆ ವಾದಿಗಳು ಪ್ರಾಣ ಕಳ್ಕೊಂಡಾಗುತ್ತೆ. ಯಾರು ಅರ್ಥ ನಿಜವಾಗ್ಲೂ ಇವತ್ತು ಗೀತೆ ಮತ್ತು ಮಾರ್ಕ್ಸ್ವಾದ ಪುಸ್ತಕ ಬಂದಿದ್ರೆ ತಪ್ಪು ಅಂತ ಹೇಳೋದಿಲ್ಲ ನಾನು, ಎಲ್ಲ ಭಾಷೆಗಳು ಅರ್ಥ ಅರ್ಥ ಬರೆದಿದ್ರು, ಅವ್ರು ಮೊದಲ ಭಾಷೆ ಓದಿಲ್ಲ ಅದಕ್ಕೆ ಖಂಡನೆ ಮಾಡಿದ್ದಾರೆ. ಆಚಾರ್ಯ ಬರೀತಾರೆ, ಈ ಕರ್ಮ ಮಾಡು ಫಲ ಕೇಳು ಅಂತ ಆಚಾರ್ಯ ಹೇಳ್ತಾರೆ. ಕರ್ಮ ಮಾಡು ಫಲ ಕೇಳು, ಸ್ವಾಮಿ ಕೇಳಬಾರದಂತಿದೆ ಇಲ್ಲಿ, ಅದೇ ಇರೋದು. ಕೇಳಬಾರದ್ರೆ ಈ ಫಲನಲ್ಲ, ಸ್ವರ್ಗಾದಿ ಫಲಗಳನ್ನು ಕೇಳಬೇಡ ಅಂತ ಹೇಳ್ತಾರೆ. ಅವಾಂತರ ಫಲಗಳನ್ನು ಕೇಳಬೇಡ, ಮುಖ್ಯ ಫಲವನ್ನು ಕೇಳು. ಜ್ಞಾನಭಕ್ತಿಯಾದಿ ಪ್ರಾರ್ಥನಾ ಸರ್ವದಾ ಕಾರ್ಯ. ಈ ಭಾಷೆ ಬರಲಿಕ್ಕೆ ಆಚಾರ್ಯರು ಬರೋವರೆಗೂ ಇವತ್ತಿಗೂ ಬೇರೆಯವರಿಗೆ ಗೊತ್ತಿಲ್ಲ. ಆಚಾರ್ಯ ಭಾಷೆ ಓದ್ದೇ ಇದ್ದವರಿಗೆ ಗೀತಾ ಶ್ಲೋಕ ಅಂದ್ರೆ ಅದು ದಾರಿ ತಪ್ಪಿಸ ಶ್ಲೋಕನೇ ಆಗಿರೋದು ಅವರೆಲ್ಲರಿಗೂ ಕೂಡ. ಎಷ್ಟು ಅದ್ಭುತವಾದ ಅರ್ಥವನ್ನು ಹೊರಗೆ ಬೆಳಕು ಹಾಕಿದ್ರೆ ತಂದ್ರಲ್ಲ, ಏನು ಆಶ್ಚರ್ಯ. ಫಲ ಯಾಕೆ ಕೇಳಬಾರದು? ಎಷ್ಟು ಸರಳ ಗೊತ್ತಾ? ಫಲ ಕೇಳಿದ್ರೆ ನಿಮಗೆ ಫಲ ಯಾವಾಗಲೂ ಕೂಡ ಮೋಕ್ಷ ದೂರ ಆಗುತ್ತೆ. ಫಲ ಕೇಳ್ತಾ ಹೋದಷ್ಟು ಮೋಕ್ಷ ವಿಳಂಬ ಆಗುತ್ತೆ ಅಂತ ಹೇಳ್ತಾರೆ. ಪುತ್ರ ಪೌತ್ರ ಆಯುರ ಆಯುರಾಗಿ ಐಶ್ವರ್ಯ ಕೇಳಿಬಿಟ್ಟ, ಪುತ್ರ ಕೊಟ್ಟ ಎಂಜಾಯ್ ಮಾಡಬೇಕು, ಪೌತ್ರ ಎಂಜಾಯ್ ಮಾಡಬೇಕು. ಎಷ್ಟು ಲೇಟ್ ಆಯ್ತು ಗೊತ್ತಾಯ್ತಾ? ಹೇಳಿದ್ದೇನೆ, ಬೆಳಿಗ್ಗೆ 9 ತಿಂಡಿ ಕೊಟ್ಟ ಊಟ ಲೇಟು ಅಂತ ಅರ್ಥ. 12 ಊಟ ಲೇಟು, ತಿಂಡಿ ಅಂದ್ರೆ ಊಟ ಲೇಟ್ ಆಗೋ, ಫಲ ಕೇಳಿದ್ರೆ ಮೋಕ್ಷ ಲೇಟು ಅಂತ ಅರ್ಥ. ಮೋಕ್ಷ ಲೇಟ್ ಅಲ್ಲ, ಕೆಲವರು ಸಿಗದೇನೆ ಹೋಗ್ಬಿಡುವುದು ಕಡೆ ಪಕ್ಷ. ಆದ್ದರಿಂದ ಫಲ ಕೇಳಕ್ಕೆ ಹೋಗಬೇಡಿ. ಆಚಾರ್ಯ ಒಂದ್ ಕಡೆ ಬರೀತಾರೆ, ಫಲ ಮೋಕ್ಷ ಪ್ರತಿಬಂಧಕ. ನೆನಪಿರಬೇಕು, ಬಸ್ಸಲ್ಲಿ ಹೋಗ್ತಿರ್ತಾನೆ, ಕಾಫಿ ನಿಲ್ಲಿಸ್ತಾನೆ, ಎಷ್ಟು ಟೈಮ್ ವೇಸ್ಟ್ ಆಯ್ತು ನೆನ್ಪಿಟ್ಕೊಡಿ. ಈಗ ಅಷ್ಟು ದೂರ ವಾಪಸ್ ಆಯ್ತಾ? ಯಶವಂತಪುರಕ್ಕೊಂದು ಕಾಫಿ, ಜಲ್ಮಂಗಲಕ್ಕೊಂದು ಕಾಫಿ, ಆ ದಾಮಸ್ಪೇಟೆಗೊಂದು ಕಾಫಿ ಕುಡ್ಕೊಂಡ್ರೆ ಬಾಂಬೆ ಯಾವ ಸೇರ್ತಾನೆ ಲೆಕ್ಕ ಇಟ್ಕೊಳ್ಳಿ. ಅವನು ಬಾಂಬೆ ವೈಕುಂಠ ಸೇರ್ತಾನ? ಸಾಧ್ಯನೇ ಇಲ್ಲ. ಬಾಂಬೆ ಸೇರೋದೇ ಕಷ್ಟ, ವೈಕುಂಠ ಸೇರ್ತಾನ? ಫಲ ಕೇಳಕ್ ಹೋಗ್ಬೇಡಿ. ಏನು ಫಲ ಬೇಡ, ಫಲ ಬೇಡ, ಫಲ ಬೇಡ. ಇವತ್ತು ಕೆಲವರು ಬೇಗ ಬಳಸ್ತಾರೆ, ಕೆಲವರಿಗೆ ಬೆಳಗ್ಗೆ ಏನು ತಗೊಂಡಿಲ್ಲ ಪಾಪ, ಬೇಗ ಊಟಕ್ಕೆ ಹಾಕಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಬೇಗ ಫಲ ಕೇಳಿಲ್ಲ, ಏನಾದ್ರು ಬೇಗ ಮೋಕ್ಷ ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಫಲ ಕೇಳೋದನ್ನು ಬಿಟ್ಟು ಮೋಕ್ಷಕ್ಕೆ ಹತ್ರ ಆಗಬೇಕೇ ಹೊರತು ಫಲ ಕೇಳಿ ಮೋಕ್ಷಕ್ಕೆ ದೂರ ಆಗಬಾರದು ಅನ್ನೋ ಸಿದ್ಧಾಂತವನ್ನು ಹೇಳ್ತಾರೆ. ಗೀತೆಯ ಬಗ್ಗೆ ಆಚಾರ್ಯರು ಎರಡರ್ಥ ಬರೀತಾರೆ, ಒಂದರ್ಥ ಇದಾಯ್ತಲ್ಲ, ಇನ್ನೊಂದು ಅರ್ಥ ಬರೀತಾರೆ. ಯಾತಕ್ಕೆ ಅಂದ್ರೆ ಶಕ್ತಿತಾ ಲೇಷತಾ ಮಾಡಿದ್ರಲ್ಲ, ಸ್ವಲ್ಪ ಬರೆದಿದ್ರಿ ಅಂತ ಹೇಳಿದ್ರಲ್ಲ, ನಂಬಿಸ್ಬೇಕು, ನಂಬಕ್ಕೆ ಯಾವ ಗೊತ್ತಾಗುವ ಜನಗಳಿಗೆ. ಲಾಸ್ಟ್ ಇನ್ನೊಂದು ಅರ್ಥ ಬರೀತಾರೆ, ಕರ್ಮಣ್ಯ ವಾಧಿಕಾರಸ್ಥೆ ಮಾಪರೇಶು ಕದಾಚರ. ಕರ್ಮದಲ್ಲೂ ಅಧಿಕಾರ ಇದೆ, ಪರದಲ್ಲೂ ಅಧಿಕಾರ ಇದೆ, ಆದರೆ ಹುಷಾರು ಮಾಪರೇಶು ಕದಾಚನ. ತಗೊಳ್ಳ ನೀನು ತಗೊಳ್ಳೋ ಅಧಿಕಾರ ಇಲ್ಲ, ಕೊಡೋನು ಅವ್ರು ಕೊಟ್ಟಾಗಿಸ್ಕೋಬೇಕೆ ಹೊರತು ಬಟಕ್ ಬರ್ತೇವೆ, ನಾವು ಬಡಿಸ್ಕೊಂಡವ್ರ ಗತಿ ಅನ್ನಬೇಕು. ಈ ಮಧ್ಯೆ ಅದು ದರ್ಶನ ಆಗುತ್ತೆ ಹೊರತು ಪಫೆ ಆಗುತ್ತೆ ಹೊರತು ಬಟರ್ ಊಟ ಆಗೋದಿಲ್ಲ. ಅದು ಬಡಿಸೋರಿಗೆ ಕಾಯ್ಬೇಕು, ನಾವು ಬಡಿಸಿದ್ದನ್ನು ಊಟ ಮಾಡಬೇಕು. ಅದು ಬಟರ್ ಊಟ ಹೇಗೋ ಆ ರೀತಿಯಲ್ಲಿ ದೇವರು ಕೊಟ್ಟಿದ್ದು ತಗೋಬೇಕು, ನಾವು ಕೈ ಹಾಕ್ಲಿಕ್ಕೆ ಬರೋದಿಲ್ಲ. ನೀವು ಕೆಲಸ ಮಾಡಿದ್ದೀರಿ, ರಿಕ್ಷಾ ಓಡಿಸ್ತಾ ಕರೆಕ್ಟು, ದುಡ್ಡು ಕೇಳ್ತಾನೆ ಕರೆಕ್ಟು, ಅದು ಜೇಬು ಕೈಯಾಗಿ ತಗೋಬಾರ್ದು, ಕೇಸ್ ಆಗುತ್ತೆ. ನೆನಪಿರ್ಬೇಕು, ಇವ್ರು ಕೊಟ್ಟಾಗ ತಗೋಬೇಕು, ಕೊಟ್ಟಷ್ಟು ತಗೋಬೇಕು ಅಲ್ಲ, ಕೇಳಿ ತಗೊಂಡು ಗಲಾಟೆ ಮಾಡಿ ಬೇಕಾದ್ರೆ ಬೇಡಕ್ಕೆ ಕೋರ್ಟ್ಗೆ ಹೋಗ್ಲಿ, ಜೇಬು ಕೈಯಾಗಿ ತಗೊಳ್ಬಾರ್ದು. ಜೇಬಿಗೆ ಕೈ ಹಾಕಿಬಿಟ್ರೆ ರಿಕ್ಷಾ ಕೊಡಲಿಲ್ಲ ಅಂಬ ಕೇಸ್ ಹೋಗಿಬಿಡುತ್ತೆ. ಇವ್ರು ಕೈ ಹಾಕಿದ ಕೇಸ್ ಭಾರಿ ದೊಡ್ಡದಾಗುತ್ತವೆ. ಈ ಕೇಸಸ್ ಒಳಗೆ ಬಿದ್ದುಬಿಡ್ತಾರೆ, ಅದಕ್ಕೆಂದು ಕೈ ಹಾಕಿ ತಗೊಳ್ಳೋದಕ್ಕೆ ಹೋಗಬೇಡಿ. ಇದು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಆ ಪದ್ಧತಿ ಯಾತಕ್ಕೆ ಹೋಗಿ ಬದೆ ಒಂದೇ ನಾವೇ ಶುರುವಾಗ್ಬಿಡ್ತೀಗ. ಕೈಯಾಗಿ ತಗೊಳ್ಳೋ ಪದ್ಧತಿ ಶುರುವಾಗ್ಬಿಡ್ತಲ್ಲ, ಕೆಲಸ ಕೆಟ್ಟೋಯ್ತು. ನಾವು ಬಡಿಸೋ ಪದ್ಧತಿ ಅನುಸಂಧಾನಕ್ಕೆ ಬರಬೇಕದು. ಬಡಿಸಿದ ಊಟ ಮಾಡ್ತೇವಲ್ಲ, ತೇನ ತಕ್ತೇನ ಹುಂಜೀತಾಹ, ದೇವರು ಕೊಟ್ಟಿದ್ದನ್ನು ತಿಂದು ಬದುಕಬೇಕು ಅಂತ ಅರ್ಥ ಹೇಳ್ತಾ ಇದ್ದಾರೆ ಅದರೊಳಗೆ. ಅದು ಕೇಳೋದಕ್ಕೆ ಇಟ್ಟಂಗೆ ಇರುವೇನೆ ಹರಿಯ ಹೇಳೋದಕ್ಕೇನೆ ನಮಗೆ ಬಡಿಸೋ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಒಟ್ಟಿಗೆ ಕೂಡಬಾರ್ದು, ಬಡಿಸೋರು ಒಬ್ರು ಇರಬೇಕು ಅಂತ ಮಾಡಿದ್ದಾರೆ. ಅದಕ್ಕೆ ಇವಾಗ ಟೈನಿಂಗ್ ಟೇಬಲ್, ಅವನು ಹೇಳಿ ಇವನು ಹೇಳಿ ಅವನು ತಿನ್ನು ಅವನು ತಿನ್ನು, ಏನು ಬರುತ್ತೆ ಅದರೊಳಗೆ? ಇಲ್ಲ, ಅದು ಯಜ್ಞ. ಊಟ ಅಂದ್ರೆ ಯಜ್ಞ, ಅದಕ್ಕೆ ಕರ್ಮ ಅಂದ್ರೆ ಯಜ್ಞ. ದೇವರು ಬಡಿಸ್ದಾಗ ತಗೋತೀವಲ್ಲ ಯಜ್ಞ, ಅದು ನಾವೇ ಹಾಕೊಂಡ್ರೆ ಯಜ್ಞ ಅಲ್ಲ. ಯಜ್ಞಾರ್ಥ ಕರ್ಮನೋನ್ಯತ್ರ ಲೋಕೋಯಂ ಕರ್ಮಬಂಧನ. ಈಗ ಅದ್ರ ಬಗ್ಗೆ ಹೇಳ್ತಾರೆ ಇನ್ನು ಆಚಾರ್ಯರು ಗೀತಾ ಭಾಷೆ ಗೀತಾ ತಾತ್ಪರ್ಯದಲ್ಲಿ ಇನ್ನು ಅನೇಕ ಅರ್ಥಗಳನ್ನು ಹೇಳ್ತಾ ಮುಂದೆ ಬರತಕ್ಕಂಥದ್ದು ಬಹಳ ಋಗ್ಭಾಷ್ಯದ ಬಗ್ಗೆ ಹೇಳಿದೆ ಈಗಾಗಲೇ. ಅದರ ಒಂದು ವೈಶಿಷ್ಟ್ಯ ಹೇಳೋದಾದರೆ, ಮೊದಲನೇದಾಗಿ ಋಗ್ವೇದಕ್ಕೆ ಯಾವ ಮತಾಚಾರ್ಯರು ಭಾಷ್ಯ ಬರೆದಿರಲಿಲ್ಲ, ಆಚಾರ್ಯರು ಬರೆದರು, ಮತ್ತೊಂದು ಹೊಸ ರೀತಿಯಲ್ಲಿ ಬರೆದರು. ಏನು ಹೊಸ ರೀತಿ ಅಂದರೆ ಶ್ಲೋಕ ರೂಪದ ವ್ಯಾಖ್ಯಾನವನ್ನು ಬರೆದರು. ಋಗ್ಭಾಷ್ಯಕ್ಕೆ ಶ್ಲೋಕ ರೂಪದ ವ್ಯಾಖ್ಯಾನ ಕೊಟ್ಟ ಇಡೀ ವ್ಯಾಖ್ಯಾನ ಪರಂಪರೆಯಲ್ಲಿ, ಋಗ್ವೇದ ಭಾಷ್ಯ ಪರಂಪರೆಯಲ್ಲಿ ಏಕಮಾತ್ರ ಶ್ಲೋಕ ರೂಪ ವ್ಯಾಖ್ಯಾನ ಅಂದರೆ ಶ್ರೀ ಮಧ್ವಾಚಾರ್ಯ ವ್ಯಾಖ್ಯಾನ ಹೊರತು ಮತ್ತೊಬ್ಬರು ವ್ಯಾಖ್ಯಾನ ಇಲ್ಲ. ಅಂದರೆ ಎಂಥ ಸಲೀಸು, ವೇದಕ್ಕೆ ಅರ್ಥ ಬರೆಯೋದು ಭಾರಿ ಕಷ್ಟ. ಆಚಾರ್ಯರು ಪದ್ಯದಲ್ಲಿ ಬರೀತಾರೆ ಅಂದರೆ ಆಟ ಆಡ್ತಾ ಕಂದುಕ ಶುದ್ಧಿ ಬರದ ಬರೀತಾರೆ ಅಂತ ಅರ್ಥ ಆಚಾರ್ಯರು. ಅದನ್ನ ಮಾಸ್ಟ್ರಿ ಆಚಾರ್ಯದ ಪರ್ಫೆಕ್ಟಾಗಿ ಹೇಳ್ತಾ ಹೋಗ್ತಾರೆ. ಅದೆಲ್ಲ ನಾವು ಓದಿ ತಿಳ್ಕೋಬೇಕು. ಇನ್ನೂ ಮುಂದೆ ಆಚಾರ್ಯರು ಬರೆದಿದ್ದು ಸೂತ್ರ ಪ್ರಸ್ಥಾನಕ್ಕೆ ಬಂದರೆ ನಾಲ್ಕು ಗ್ರಂಥ, ಋಗ್ಭಾಷ್ಯ ಆದಮೇಲೆ ಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ಅಣುಭಾಷ್ಯ ಮತ್ತು ನ್ಯಾಯವರ್ಣ ನಾಲ್ಕನ್ನು ಬರೀತಾರೆ. ಭಾಷ್ಯದ ಪರ್ಪಸ್ ಎಲ್ಲ ಸೂತ್ರಾರ್ಥ ಹೇಳೋದು. ಅನುವ್ಯಾಖ್ಯಾನ ಬರೆದಿದ್ದೇ ದೊಡ್ಡ ವಂಡರ್. ಅದು ವಿಶ್ವದಲ್ಲಿ ಆ ರೀತಿ ಬರೆಯಲ್ಪಟ್ಟ ಗ್ರಂಥ ಅಂದರೆ ಅನುವ್ಯಾಖ್ಯಾನ ಒಂದೇ. ಇನ್ಯಾವ ವಾಂಗ್ಮಯ ರಾಶಿರು ಆ ರೀತಿ ಗ್ರಂಥ ಬಂದಿಲ್ಲ. ಆ ಕಾಲಕ್ಕೆ ಗ್ರಂಥ ಬರೆದರೂ ಸಿಗಬಹುದು ಬೇಕಾದರೆ. ಆದರೆ ಏಕಕಾಲಕ್ಕೆ ನಾಲ್ಕು ಅಧ್ಯಾಯವನ್ನು ಹೇಳಿ ಬರೆಸೋದಂದ್ರೆ ಸಾಮಾನ್ಯನ? ಸ್ವಾಮಿ ಇನ್ನೊಂದು ಗ್ರಂಥ ಬೇಕು ಅಂತ ವಿಕೃ ಪಂಡಿತಾಚಾರ್ಯ ಕೇಳಿದರು. ತಕ್ಷಣ ಆಚಾರ್ಯ ಏನು ಮಾಡಿದರು, ಆ ಕೂತ್ಕೊಂಡಿನ ವ್ಯಾಖ್ಯಾನ ಕೂಡಿಸಿ ಶರಣ ಕೂಡಿಸಿದರು, ಬರ್ಕೊಳ್ಳಿ ಅಂತ ಹೇಳಿದರು. ಆ ಕ್ಷಣಕ್ಕೇನೆ ಏನು ತಯಾರಾಗಿದ್ದು ಹೇಳೋದು ಕಷ್ಟ, ಮಾಡಿದ ಅಡಿಗೆ ಬಳಸ್ಬೇಕಾದ್ರೆ ಏನು ಹೇಳಿದ್ರು ಓಡಾಡ್ತಿರ್ತಾರೆ, ಅಷ್ಟಾಗ್ತಿರ್ತದೆ. ಆ ಕ್ಷಣಕ್ಕೆ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷ ಮಾಪ್ಯತಮ ಪೆಖಲೇಸು ವಾಕ್ಯೈಹಿ ಅಶೋದ್ಧ ವಾದಿತಮ ಶೇಷ ವಿಶೇಷ ತೋಪಿ ಒಂದೆಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಶುರು ಮಾಡಿದ್ದು ಹೇಳಿದ್ದು ಹೇಳಿದ್ದೇನೆ. ಎಷ್ಟೇ ತ್ರಿಣಿತಾನೆ ಹೇಳ್ತಾನೆ, ನಾಷ್ಟ ಪಡ್ತಾರೆ. ಮೊದಲನೇ ಶಿಷ್ಯನೇ ಒಂದನೇ ಅಧ್ಯಾಯ, ಎರಡನೇ ಎರಡನೇ ಅಧ್ಯಾಯ, ಮೂರನೇ ಅಧ್ಯಾಯ, ನಾಲ್ಕನೇ ಅಧ್ಯಾಯ. ಎಂಥ ಆಶ್ಚರ್ಯ! ಶಿಷ್ಯರಿಗೆ ಓವರ್ಲ್ಯಾಪ್ ಆಗಬಾರ್ದು. ಆ ಚಾನಲ್ ನೋಡ್ಬೇಕಾದ್ರೆ ಒಂದೇ ಚಾನಲ್ ಕಾಣಬೇಕಲ್ಲ, ಆ ಶಿಷ್ಯರಿಗೆ ಅದೊಂದೇ ಕೇಳಿಸ್ಬೇಕು. ಇದು ಅದೊಂದೇ ಕೇಳಿಸ್ಬೇಕು. ನಾಲ್ಕು ಅಧ್ಯಾಯ ಮರೆಸಿಬಿಟ್ರು. 1919 ಶ್ಲೋಕ ನಾನ್ ಸ್ಟಾಪ್ ಬರೆಸ್ತಾರೆ ಆಚಾರ್ಯ. ಎಂಥ ವೈಭವ! ಇದೆಲ್ಲ ಮಕ್ಕಳಿಗೆ ಹೇಳಿದರೆ ನಮ್ಮ ಆಚಾರ್ಯ ಬೇರೆ ಕಡೆ ಯಾರಾದ್ರು ಹೋಗ್ತಾರಾ? ಸಾಧ್ಯನೇ ಇಲ್ಲ. ಆಚಾರ್ಯ ಬಗ್ಗೆ ಏನು ತಿಳ್ಕೊಂಡಿಲ್ಲ ನಾವೀಗ, ಏನೇನು ಹೇಳಿಲ್ಲ ಆಚಾರ್ಯರ ಬಗ್ಗೆ. ಬಾಲಸಂಘಮಿ ಬೋಧಯದೃಶ್ಯಂ ದುರ್ನಿರೂಚ ದುರ್ನಿರೂಪಚನಂಚ ಪಂಡಿತೈಹಿ. ಆಚಾರ್ಯರ ಗ್ರಂಥಗಳು ಹಾಗೇನೆ, ಕೆಲವು ಪ್ರಕರಣಗಳೆಲ್ಲ ಬಾಲಸಂಘಮಿ ಬೋಧಯದೃಶ್ಯಂ, ಅನುವ್ಯಾಖ್ಯಾನಾದಿಗಳೆಲ್ಲ ದುರ್ನಿರೂಪವಚನಂಚ ಪಂಡಿತೈಹಿ. ಅಂದರೆ ಆ ಗ್ರಂಥಗಳಲ್ಲಿ ಒಂದೇ ಗ್ರಂಥನು ಎರಡು ಏಕಕಾಲಕ್ಕೆ. ತತ್ವ ಸಂಖ್ಯಾನ ಸ್ವತಂತ್ರವು ಭಗವಾನ್, ಎಲ್ರಿಗೂ ಅರ್ಥ ಆಗುತ್ತೆ. ಸ್ವತಂತ್ರ ಅಂದ್ರೆ ಏನು ಟೀಕಾ ಓದಿದ್ರೆ ಅರ್ಥ ಆಗಲ್ಲ. ಮತ್ತೆ ಬಾಲಸಂಗಮಿ ಓದಾಯದ್ರು ಸ್ವತಂತ್ರ ಶಬ್ದ ಎಲ್ರಿಗೂ ಅರ್ಥ ಆಗುತ್ತೆ. ಅಲ್ಲಿ ಒಳ ಕಾಲಕ್ಕೆ ಹೋಗ್ಬೇಕಾದ್ರೆ ಜೈತೀರ್ಥ ಟೀಕಾ ಬೇಕಾಗುತ್ತೆ. ಪ್ರತಿಯೊಂದು ಬಾಲಸಂಗಮಿ ಬೋಧಯದೃಶ್ಯಂ. ಇನ್ನು ತುಂಬಾ ಸರ್ತ್ ಹೇಳಿದ್ದೇನೆ. ಆಚಾರ್ಯ ಇಷ್ಟೆಲ್ಲ ಗ್ರಂಥ ಬರೆದ್ರಲ್ಲ, ಎರಡು ಗುಂಪು ಮಾಡಲಿಲ್ಲ. ಇದು ನಮ್ಮಲ್ಲಿ ಫಿಸಿಕ್ಸ್ ಬರೀತಾರೆ ಅಂತ ತಿಳ್ಕೊಬೋಣ. ಹೈಸ್ಕೂಲ್ ಫಿಸಿಕ್ಸ್ ಬೇರೆ, ಪಿ ಯು ಸಿ ಫಿಸಿಕ್ಸ್ ಬೇರೆ, ಡಿಗ್ರಿ ಫಿಸಿಕ್ಸ್ ಬೇರೆ, ಪಿ ಜಿ ಫಿಸಿಕ್ಸ್ ಬೇರೆ, ಅನೇಕ ಬುಕ್ಸ್ ಬರೀತಾರೆ. ಅದರಲ್ಲೂ ಬಿ ಎಸ್ ಸಿ ಫಸ್ಟ್ ಇಯರ್ ಬೇರೆ, ಸೆಕೆಂಡ್ ಇಯರ್ ಬೇರೆ, ಥರ್ಡ್ ಇಯರ್ ಬೇರೆ. ಮತ್ತೆ ಆಚಾರ್ಯರು ಭಾಷ್ಯನ ಭುವನೇಶ್ವರಿ ಬೇರೆ, ದೇವತೆಗಳಿಗೆ ಬೇರೆ, ಋಷಿಗಳಿಗೆ ಬೇರೆ, ಮನುಷ್ಯರಲ್ಲೂ ಸ್ವಾಮಿಗಳಿಗೆ ಬೇರೆ, ಋಷಿಗಳಿಗೆ ಯತಿಗಳಿಗೆ ಬೇರೆ, ಆಮೇಲೆ ಗೃಹಸ್ಥರಿಗೆ ಬೇರೆ ಅಂತ ಬರಲಿಲ್ಲ. ಒಂದೇ ಒಂದು ಭಾಷ್ಯ ರುದ್ರಾದಿ ದೇವತೆಗಳ ನಡೆದು ನಮ್ಮವರಿಗೆ ಒಂದೇ ಟೆಕ್ಸ್ಟ್ ಅಂತದ್ದು. ಎಂತ ಒಂದಿರಬೇಕು ಲೆಕ್ಕ ಹಾಕಿ. ಆ ಮಹಾನಂದ ತೀರ್ಥಸ್ಯ ಏ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತ ಎಂತೆ ಸ್ವಶಕ್ತ್ಯ ಸುರಾಧ್ಯ ನರಾಂತ ಮುಕುಂದ ಪ್ರಸಾದ ಇಮಂ ಮೋಕ್ಷ ಮೇತೆ ಭಜಂತೆ ಸದೇತಿ. ಭತನ ಅವರೇ ಹೇಳ್ತಾರೆ, ಚಿಕ್ಕ ಕರೋಮಿ ಮಂದಬುದ್ಧೀನಾಂ ಭೂತಾನಾಂಚ ಉಪಕಾರಿಕಾಂ. ಮಂದಬುದ್ಧಿಯವರಿಗೆ ತಿಳಿಬೇಕು, ಜ್ಞಾನಿಗಳಿಗೆ ತಿಳಿಬೇಕು. ಆದರೆ ಹೇಳ್ತಾರೆ ಇದೇ ಸಂಕ್ಷೇಪ, ಇದೇ ವಿಸ್ತಾರ. ಯಾಕೆ? ತದ್ವಿಶೇಷ ಪ್ರವೇದಿನಾಂ ಇದೇ ವಿಸ್ತಾರ, ಇಲ್ಲೋ ಇದೇ ಆರಂಭ. ಈ ರೀತಿ ಬರಲಿಕ್ಕೆ ಯಾರಿಗೆ ಬರೋದು ಲೆಕ್ಕ ಹಾಕಿ? ಯಾತಕ್ಕೆ ಭಾರತೀ ರಮಣ ಅವರು ಒಂದೇ ವಾಕ್ಯದಲ್ಲಿ ಹೇಗೆ ಬೇಕಾದ್ರೂ ಬರೀಬಲ್ಲರು. ಎಂಥ ರುದ್ರದೇವರಿಗೆ ಅರ್ಥ ಆಗಬೇಕು, ಸಾಮಾನ್ಯರಿಗೆ ಅರ್ಥ ಆಗಬೇಕು. ಸಾಮಾನ್ಯರಿಗೆ ಅರ್ಥ ಆಗಬಾರ್ದು, ಅವರಿಗೆ ಅರ್ಥ ಆಗಬೇಕು. ಅವು ಎಲ್ಲ ಅರ್ಥ ಮಾಡಿಕೊಂಡು ಇನ್ನೂ ಅರ್ಥ ಇದೆ ಅಂತ ಅಂತಿರಬೇಕು. ತಿರುಕುಮಡಿತಾಚಾರ್ಯ ಬರೀತಾರೆ, ಭಾಷೆಗೆ ಅರ್ಥ ಬರೀತಿದ್ದೇನೆ ಆಚಾರ್ಯ ಹೇಳಿದ್ದಾರೆ ಅಂತೇಳಿ. ಆದರೆ ಬರೆಯೋಗ್ಯತೆ ನಂದಲ್ಲ, ಸಹಸ್ರಾರ್ಥಸ್ಯ ಭಾಷ್ಯಸ್ಯ. ಭಾಷೆಗೆ ಸಾವಿರಾರು ಅರ್ಥ ಇದೆ, ನಾವು ಒಂದು ಹೇಳೋದಕ್ಕೆ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ. ಆ ಒಂದನ್ನು ಓದೋದು ನಮಗೆ ಕಷ್ಟ ಅಂತ ತಿಳ್ಕೊಂಡ್ರೆ ಆಚಾರ್ಯರ ಶೈಲಿ ಹೇಗಿರಬಹುದು? ಅತಿ ಚಿಕ್ಕ ಇದಕ್ಕೆ ಅಷ್ಟು ಅರ್ಥ ಇರೋ ಒಂದು ವೈಶಿಷ್ಟ್ಯವನ್ನು ತೋರಿಸ್ತಾ ಆಚಾರ್ಯ ಹೇಳ್ತಾರೆ, ನಮ್ಮ ಗ್ರಂಥ ಇರಲಿ, ವೇದವ್ಯಾಸರ ಗ್ರಂಥಗಳನ್ನು ನೋಡಿ ನೀವೀಗ, ಅವರು ಮಹಾಭಾರತ ನೋಡಿ, ವೇದಗಳನ್ನು ನೋಡಿ, ಈ ಪರಿಕ್ರಮ ಯಾರು ಕೊಟ್ಟಿದ್ರು ಈ ಪರಿಕಲ್ಪನೆಯನ್ನ? ತ್ರಯೋರ್ಥ ಸರ್ವ ವೇದೇಶು ದಶಾರ್ಥ ಸರ್ವ ಭಾರತೆ ವಿಷ್ಣು ಸಹಸ್ರ ನಾಮಾಪಿ ನಿರಂತರ ಶತಾರ್ಥಕ. ವೇದಗಳಿಗೆ ಅತಿ ಕಡಿಮೆ ಅಂದ್ರೆ ಮೂರರ್ಥ, ಮಹಾಭಾರತಕ್ಕೆ ಅತಿ ಕಡಿಮೆ ಅಂದ್ರೆ ಹತ್ತರ್ಥ, ವಿಷ್ಣು ಸಹಸ್ರ ಅತಿ ಕಡಿಮೆ ಅಂದ್ರೆ ನೂರರ್ಥ. ಒಂದರ್ಥನೂ ತಿಳ್ಕೊಳ್ಳೋ ಜನಗಳಿದ್ದಾರೆ, ಅರ್ಥನೇ ಇಲ್ಲ ಅಂತ ಹೇಳಿದ ಜನಗಳಿದ್ದಾರೆ. ಈ ಅರ್ಥ ಹೇಳಿದಾಗ ಜಗತ್ತಿಗೆ ಆಶ್ಚರ್ಯ ಆಗೋಯ್ತು. ಏನು ಸ್ವಾಮಿ ವೇದಕ್ಕೆ ಮೂರರ್ಥನ? ಹೌದು. ಮಹಾಭಾರತಕ್ಕೆ ಹತ್ತರ್ಥನ? ಹೌದು. ಹೆಚ್ಚಲ್ಲ ಕಡಿಮೆ ಅಂದ್ರೆ ಅಂತ ಹೇಳಿದ್ರು. ವಿಷ್ಣು ಸಹಸ್ರ ನೂರರ್ಥನ ಸ್ವಾಮಿ ಹೇಳಿಬಿಡ್ತೀರಾ ಅಂದ್ರು. ಆಚಾರ ತಕ್ಷಣ ಹೇಳ್ತೀರಿ ಅಂತ ಹೇಳ್ತಾರೆ. ಆಚಾರ ಹೇಳಬೇಕಾಗಿಲ್ಲ, ಪ್ರಮಾಣ ಕೊಟ್ಟರು ಸಾಕಾಗಿತ್ತು. ಇದು ಸ್ಕಂದ ವಚೋ ಯಸ್ಮಾತ್ ಅಂತ ಹೇಳ್ತಾರೆ, ಸಾಕಾಗಿತ್ತು. ಅರ್ಥ ಹೇಳಕ್ ಶುರು ಮಾಡ್ತಾರೆ, ನಾ ಹೇಳಿದ್ರು ಒಪ್ಪಿಸಿದ್ರು ಸಾಕು ಅಂತ ಹೇಳ್ತಾರೆ. ಮಧ್ವೇಜೆ ಕೇಳಿರ್ತೇವೆ, ಅವ್ರು ಒಪ್ಪಿಸ್ಲಕ್ಕೆ ಆಗಲೇ ಇಲ್ಲ. ಈ ಮೂಲಕ ಆಚಾರ್ಯರು ತಮ್ಮ ಮಹಿಮೆ ತೋರಿಸಿದ್ರು ಅಲ್ಲ, ವಿಷ್ಣು ಸಹಸ್ರನಾಮ ನೋಡಿ, ಅದಕ್ಕೆ ನೂರರ್ಥ ಒಂದೊಂದಕ್ಕಿದೆಯಲ್ಲ. ಶಿವ ಸಹಸ್ರನಾಮ ಇದೆ, ದುರ್ಗಾ ಸಹಸ್ರನಾಮ ಇದೆ, ಎಲ್ಲರ ಸಹಸ್ರನಾಮ ಇದೆ, ವಿಷ್ಣು ಸಹಸ್ರನಾಮನೂ ಇದೆ, ಎಲ್ಲರಿಗೂ ಸಾವಿರ ನಾಮ ಇದೆ ಅಂದಮೇಲೆ ಎಲ್ಲರು ಈಕ್ವಲ್ ಅಂತ ಕರಿಬಹುದಾ? ಕರಲಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಅವರ ಸಾವಿರ ನಾಮಕ್ಕೆ ಒಂದೊಂದಕ್ಕೆ ನೂರರ್ಥ ಇಲ್ಲ. ವಿಷ್ಣು ಸಹಸ್ರ ಒಂದೊಂದಕ್ಕೆ ನೂರರ್ಥ ಇದೆ. ಅಂದ್ರೆ ಯಾವ್ದು ದೊಡ್ಡದಾಯ್ತು ಲೆಕ್ಕ ಹಾಕಿ ಈಗ? ಆದ್ರೆ ವಿಷ್ಣು ಸರ್ವೋತ್ತಮ ಅಂತ ಹೇಳಿಬಿಟ್ಟು. ಇಲ್ಲಿ ನಿಮ್ಮ ಸಮಸ್ಯೆ, ಒಂದೇ ನಾಮ ಅಂತೀರಿ, ಅರ್ಥ ಬೇರೆ ಅಂತೀರಿ, ಹೇಗೆ ಸಾಧ್ಯ ಇದು? ಸಾವಿರ ನಾಮ ಸಾವಿರ ಹೆಸರು ಅಂದ್ರೆ ಮುಗಿದೋಯ್ತಲ್ಲ ಅಂತ ಕೇಳಿದ್ರೆ ಆಚಾರ್ಯ ಹೇಳ್ತಾರೆ, ಸಾಧ್ಯ ನಾಮ ಅರ್ಥ ಆಗಿಬಿಟ್ಬಿಡಿ. ಗ್ರಾಮ್ ಅರ್ಥ ಆಗುತ್ತಲ್ಲ, ಒಂದು ಗ್ರಾಮ್ ಚಿನ್ನ, ಒಂದು ಗ್ರಾಮ್ ಬೆಳ್ಳಿ, ಒಂದು ಗ್ರಾಮ್ ಅದೇ ಒಂದು ಗ್ರಾಮೇ, ಮತ್ತೆ ಒಂದು ಗ್ರಾಮ್ ಕಬ್ಬಿಣ, ಮೂರು ಒಂದೇ ಲೆಕ್ಕ ಇಟ್ಕೊಂಡ್ಬಿಡಿ ನೋಡಂತೆ. ನಾಮ ಗ್ರಾಮ ಅಷ್ಟೇ. ಒಂದೊಂದು ಗ್ರಾಮ ಬೆಳ್ಳಿಗೆಷ್ಟು, ಬಂಗಾರಕ್ಕೆಷ್ಟು, ಇದಕ್ಕೆಷ್ಟು ವ್ಯತ್ಯಾಸ ಇದೆ? ವಿಷ್ಣು ಸಹಸ್ರನಾಮ ಅಂತ ಹೇಳಿದ್ರೆ ಚಿನ್ನ, ಚಿನ್ನ ಅಂದ್ರೆ ಸೂಪರ್ ಚಿನ್ನ, ಜಾಂಬೂರಣ ಅಂತ ಕರೀತಾರೆ ದೇವತೆಗಳ ಚಿನ್ನ, ಜಾಂಬೂರಣ ಅಂತ ಕರಿಬೇಕಂತ. ಚಿನ್ನದಲ್ಲಿ ವೆರೈಟಿ ಹೇಳಿದ್ರು ಮಧ್ವಾಚಾರ್ಯನೇ, ಜಾಂಬೂರದ ಅಂತ ಬೇರೆ, ಹಾಟಕ ಅಂದ್ರೆ ಬೇರೆ, ಹೆಸರುಗಳು ಕೊಡ್ತಾ ಹೋಗ್ತಾರೆ. ಅಂತ ಚಿನ್ನ ಅಂದ್ರೆ ವಿಷ್ಣು ಸಹಸ್ರನಾಮ. ಕೆಲವು ದೇವತೆ ಬೆಳ್ಳಿ ಇದ್ದಾಗೆ, ಅದಕ್ಕೆ ಸ್ವಲ್ಪ ಅರ್ಥ, ಇನ್ನೊಂದು ಇನ್ನೂ ಕಡಿಮೆ. ಕೆಲವಂತೂ ಬಾಬಾಗಳು ಮಾಡಿರ್ತಾರಲ್ಲ, ಅವು ತುಕ್ಕೆಟ್ಟ ಕಬ್ಬಿಣ ಇದ್ದಾಗ, ತುಕ್ಕೆಟ್ಟದ ಕಬ್ಬಿಣ ಇದ್ದಾಗೆ ಬಿಸಾಕ್ಬಿಡ್ಬೇಕಷ್ಟೇ, ಏನು ಇರೋದಿಲ್ಲ ಅದರೊಳಗೆ. ಇದೆಲ್ಲ ಯೋಚನೆ ಮಾಡಿದರೆ ಒಂದೇ ಇದಕ್ಕೆ ಅರ್ಥ ವ್ಯತ್ಯಾಸವಾಗುತ್ತಾ ಅಂದರೆ ಖಂಡಿತ. ಇನ್ನೂ ಸ್ವಲ್ಪ ಯೋಚನೆ ಮಾಡಿ. ಈ ಚೆಕ್ ಬರ್ಕೊಡ್ತಾರೆ, ಚೆಕ್ ಬುಕ್ ಸೈಜು 10 ರೂಪಾಯಿ ಬೇರೆ ಸೈಜು, 100 ರೂಪಾಯಿ ಬೇರೆ ಸೈಜು ಅಂತ ಮಾಡಿರೋದಿಲ್ಲ. ಲಕ್ಷ ರೂಪಾಯಿ ಬರಲಿಕ್ಕೂ ಬರುತ್ತೆ ಚೆಕ್ನ, ಲಕ್ಷ ರೂಪಾಯಿ ಬರಲಿಕ್ಕೆ ಬರುತ್ತೆ, 1 ರೂಪಾಯಿ ಬರಲಿಕ್ಕೂ ಬರುತ್ತೆ. ಸೈಜ್ ಮಾತ್ರ ಒಂದೇನೆ. ಸೊ ಒಂದೇ ನಾಮಕ್ಕೆ ನೂರರ್ಥ ಲಕ್ಷಾರ್ಥನೂ ಇರ್ಬೋದು, ಒಂದು ಇಲ್ಲದೆ ಇರ್ಬೋದು. ಖಾಲಿ ಕೊಟ್ಟು ಹೊರದಾಕಿ ವಾಪಸ್ ಬಂದರೂ ಬರ್ಬೋದು ಬೇಕಾದ್ರೆ. ಅಂದರೆ ಒಂದೇ ಚೆಕ್ ಸೈಜ್ ವೇರಿ ಆಗದೇನೆ ಹೇಗಾದ್ರೆ ಬೆಲೆ ವೇರಿ ಆಗುತ್ತೋ, ನಾಮಗಳ ಸಂಖ್ಯೆ ವೇರಿ ಆಗದೇನೆ ಅರ್ಥ ವೇರಿ ಆಗುತ್ತೆ, ಗೊತ್ತಾಯ್ತಾ? ಇದನ್ನು ಅರ್ಥ ಮಾಡಿಕೊಂಡ್ರೆ ಆಚಾರ್ಯ ಹೇಳಿದ ಮಾತು ಸಲೀಸಾನವೇ ತಿಳಿಯುತ್ತೆ. ಇನ್ನು ಆಚಾರ್ಯರು ಮಾಡಿದ 11 ಹೊಸ ಕ್ರಾಂತಿ, ಇಷ್ಟೆಲ್ಲ ಅದ್ಭುತಗಳ ಸುರಿಮಳೆ ಮಾಡ್ತಾ ಓಂಕಾರದ ಬಗ್ಗೆ ಅವರು ಪರಿಕಲ್ಪನೆ ಕೊಟ್ಟರಲ್ಲ, ಅದನ್ನಂತೂ ಯಾರು ಊಹೆ ಮಾಡಕ್ಕೆ ಸಾಧ್ಯನೇ ಇರಲಿಲ್ಲ. ಓಂಕಾರ ಒಂದಕ್ಷರ ಅಂತ ತಿಳ್ಕೊಂಡು ಜನ ಇದ್ರು, ಆದ್ರೆ 3 ಅಂತ ತಿಳ್ಕೊಂಡವರು ಇದ್ರು, ಅದನ್ನು 8 ಅಂತ ಆಚಾರ್ಯ ಹೇಳಿದರು. ಆಮೇಲೆ ಹೇಳ್ತಾರೆ 8 ಅಲ್ಲ, ಬೆಳೀತಾ ಬೆಳೀತಾ ಹೋಗುತ್ತೆ ಹೋಗುತ್ತೆ ಹೋಗುತ್ತೆ, ಅನಂತ ಮಾತ್ರ ಅಂತ ಉದಾಹರಂತಿ. ಒಂದು ಓಂಕಾರದೊಳಗೆ ಅನಂತ ಅಕ್ಷರಗಳಿವೆ. ಇದನ್ನು ಕೇಳಿದಾಗ ಜನಗಳಿಗೆ ಏನು ಆಶ್ಚರ್ಯನೋ ಆಶ್ಚರ್ಯ ಸಾಧ್ಯ. ಓಂಕಾರ ಒಂದು ಸಾಕು ಆಚಾರ್ಯ ಚಿಂತನೆಗೆ. ಓಂಕಾರದಿಂದ ಅಷ್ಟಾಕ್ಷರ, ಅದು 51 ಅಕ್ಷರ, ಅದರಿಂದ ವ್ಯಾಕೃತಿಗಳು, ನಾರಾಯಣ ಅಕ್ಷರ ಮಂತ್ರ, ಪುರುಷೋಕ್ತ, 3 ವೇದಗಳು, ಆ ಹೇಳ್ತಾ ಹೇಳ್ತಾ ಹೋಗ್ತಾರೆ. ಏನು ಆಶ್ಚರ್ಯ ಅಂದರೆ ಅದು ಕೇಳೋದಕ್ಕೆ ನಮಗೆ ಸೈನ್ಸ್ ಗೊತ್ತೆ ಆಶ್ಚರ್ಯ ಆಗುತ್ತೆ. ಇವತ್ತು ಯಾವ ಸೈನ್ಸ್ ಅಂತ ಆಶ್ಚರ್ಯ ಹುಟ್ಟಿಸೋದಿಲ್ಲ ಅಂತ ಆಶ್ಚರ್ಯ ಹುಟ್ಟಿಸ್ತಾರೆ ಆಚಾರ್ಯರು. ಇದೆಲ್ಲ ಆಧುನಿಕ ಜಗತ್ತಿಗೆ ನೋಡಿ ನೀವೀಗ ಒಂದು ಇಷ್ಟೊಳಗೆ ಅಷ್ಟಿರುತ್ತಾ ಸ್ವಾಮಿ, ನಾವು ಆರ್ಗ್ಯುಮೆಂಟ್ ಕೊನೆಗೆ ಇಷ್ಟೊಳ್ಳ ಅಷ್ಟಿರುತ್ತಾ ಅಂತ ಕೇಳಿದರೆ ಯಾಕಿರೋದಿಲ್ಲ? ಈ ಕಂಪ್ಯೂಟರ್ ಬಂದಾಗ ಯೋಚನೆ ಮಾಡಾಗಿಲ್ವೇ ಇಲ್ಲ? 5-6 ಗಂಟೆ ಕೆಲಸ ಮಾಡಿರ್ತಾನೆ, ಒಂದು ಪೆಂಡ್ರೆ ಇಷ್ಟೇ ಪೆಂಡ್ರೆ ಹಾಕೊಂಡು ಹೋಗ್ಬಿಡ್ತಾನೆ ಆ ಕಡೆಗೆ. ಬಿಟ್ಬಿಡಿ, ಅದು ಸಿಮ್ ಕಾರ್ಡ್ ತಗೊಳ್ಳಿ, ಇಷ್ಟಿರೋ ಸಿಮ್ ಕಾರ್ಡ್ ಏನಿರುತ್ತೆ ಗೊತ್ತಾದ್ರೊಳಗೆ ಜಗತ್ತು ಇತಿಹಾಸ ಹಾಕ್ಬಿಡುವ ಕಂಪ್ಲೀಟ್ ಆಗಿ ಇಂಟರ್ನೆಟ್ ಸಮೇತ ಬರ ಮಾಡಿಬಿಟ್ಟಿದ್ದಾರೆ ಒಂದು ಇಷ್ಟು ಸಿಮ್ ಕಾರ್ಡ್ ಒಳಗೆ. ಈಗ ಹೇಳ್ತಾ ಇದ್ದೀವಿ ಜಗತ್ತಿನ ಹೈಯೆಸ್ಟ್ ದೊಡ್ಡ ಗ್ರೇಟೆಸ್ಟ್ ಸಿಮ್ ಕಾರ್ಡ್ ಅಂದ್ರೆ ಓಂಕಾರ ಅಂತ ಹೇಳ್ತಾರೆ. ಅದಕ್ಕಿಂತ ದೊಡ್ಡ ಸಿಮ್ ಕಾರ್ಡ್ ಹಾಕಲು ಸಾಧ್ಯ ಇಲ್ಲ, ಬೇಕಾದ್ರೆ ಸಿಗುತ್ತಾ ನೋಡಿದ್ರೆ ಅಂತ ಹೇಳ್ತಾರೆ. ಏನು ಬೇಕಾದ್ರೆ ಸಿಗುತ್ತಷ್ಟೇ. ಅಂತ ಅರ್ಥ ಗೊತ್ತಿರೋದ್ರೆ ಏನಂತ ಕರಿಬೇಕು ಗೊತ್ತಾ? ಮುನಿ ಅಂತ ಕರಿಬೇಕಂತ. ಓಂಕಾರೋ ವಿದಿತೋ ವೇನ ಸಮುನಿರ್ ನೇತಾರೋ ಜನಃ, ಓಂಕಾರ ತಿಳ್ಕೊಂಡು ಮುನಿ ಅಂತ ಕರಿಬೇಕು. ಅವ್ರು ಯಾರು ಅಂದ್ರೆ ಆನಂದ ತೀರ್ಥ ಮಹಾಮುನಿರಾಜ. ಆಚಾರ್ಯ ಮುನಿ ಅಂತ ಯಾತಕ್ಕೆ ಕರೀತಾರೆ ಅಂದ್ರೆ ಓಂಕಾರ ಎಲ್ಲ ಗೊತ್ತಿದ್ದವ್ರು ಆಚಾರ್ಯ ಒಬ್ಬರೇನಿ. ನೀವು ಏನಂತ ಆಚಾರ್ಯ ಮುನಿಗಳು ಅಂತ ಹೇಳಿದರೆ ಯಾವ ಅರಣ್ಯದಲ್ಲಿದ್ದರು, ವಾಲ್ಮೀಕಿ ಮುನಿಗಳು ಆ ಮುನಿಗಳು ಅಂತ ಕೇಳೋದಕ್ಕೆ ಹೋಗಬೇಡಿ. ಓಂಕಾರ ತಿಳಿದ ಮುನಿಗಳು ಅಂದರೆ ಅವರೊಬ್ಬರೇ ಮುನಿಗಳೇ ಹೊರತು ಮತ್ತೊಬ್ಬರಲ್ಲ. ಆಚಾರ್ಯ ಹೇಳ್ತಾರೆ, ಎಷ್ಟು ಕಡೆ ಹೇಳ್ತಾರೆ ಗೊತ್ತಾ ಆಚಾರ್ಯರು ಮುನಿಗಳು ಅನ್ನೋ ಮಾತಿನಲ್ಲಿ ಅವರು ಎಷ್ಟು ಸ್ವರೂಪವನ್ನು ಹೇಳ್ಕೊಂಡ್ಬಿಟ್ಟಿದ್ದಾರೆ. ಆಚಾರ್ಯ ಮುನಿ ಅಂತ ಕರ್ಕೊಳ್ಳೋದು ಒಂದೇ, ತವಾಯಿದೇವರು ಅಂತ ಹೇಳ್ಕೊಳ್ಳೋದು ಒಂದೇ. ಈ ರೀತಿ ಅನೇಕ ಕೆಲಸಗಳನ್ನು ಮಾಡ್ತಾ ಬಂದು ಶ್ರೀಪಾದ ಆಚಾರ್ಯರ ಮತ್ತೊಂದು ವೈಶಿಷ್ಟ್ಯ ಅನುವ್ಯಾಖ್ಯಾನ ಬರೀಲಿ, ಬ್ರಹ್ಮಸೂತ್ರ ಭಾಷ್ಯ ಬರೀಲಿ, ಕೊನೆಗೆ ಯಶ್ಚೇತ್ರಿ ಹಿಡಿದಾನೆ ಹೇಳ್ತಾರೆ. ನಮಗೊಂದು ಭಾರಿ ಯೋಚನೆ, ತಮ್ಮ ಸ್ವರೂಪ ಯಾಕೆ ಹೇಳ್ಕೋಬೇಕಾಗಿತ್ತು ಅಂತ ಪ್ರಶ್ನೆ. ಇದೊಂದು ಒಳ್ಳೆ ಪ್ರಶ್ನೆ, ಸ್ವರೂಪ ಯಾಕೆ ಹೇಳ್ಕೋಬೇಕಾಗಿತ್ತು? ಅವ್ರನ್ನ ಹೇಳ್ತೀರಿ ಉತ್ಸೂತ್ರ ಅಂತ, ಅವ್ರು ಹೇಳ್ತೀರಿ ನೀವೀಗ ಅಧ್ಯಾಸ ಭಾಷೆ ಬರೀತಾರೆ ಅವರು, ಉತ್ಸೂತ್ರಿತ ಅಂತ ಕರೀತಾರೆ. ಅದು ಸೂತ್ರಗಳು ಇಲ್ವೇ ಇಲ್ಲ ಸೇರಿಸಿ ಬರೀತೀರಿ ಅಂತ ಹೇಳ್ತಾರೆ. ನೀವು ಸ್ವರೂಪ ಹೇಳ್ಕೊಂಡು ಸರಿ ಅಲ್ವಾ, ತಪ್ಪಲ್ವಾ ಅಂತ ಕೇಳಿ ಏನು ಹೇಳ್ಬೇಕು ಅದಕ್ಕೆ? ಆಚಾರ್ಯ ಹೇಳ್ತಾರೆ ಇಲ್ಲ ಇಲ್ಲ, ಸೂತ್ರಗಳಿದೆ ಅದು ಕೂಡ ಭಾಷ್ಯ ಅಂತ ಹೇಳ್ತಾರೆ. ನಾವು ಬರೆದು ನಾವು ಸ್ವರೂಪ ಹೇಳ್ಕೊಂಡದ್ದು ಭಾಷ್ಯನೇ ಅದು ಒಂದು. ಇದೇನಿದು ಸ್ವರೂಪ ಭಾಷ್ಯದಲ್ಲಿ ಬಂದು ಮೂಲದಲ್ಲಿ ಇದೆ ಅಂತ ಹೇಳಿದ್ರೆ ಹೌದು. ಅನಾವೃತ್ತಿ ಅನಾವೃತ್ತಿ ಅನ ಅಂದ್ರೆ ಮುಖ್ಯ ಪ್ರಾಣ, ಆವೃತ್ತಿ ಅಂದ್ರೆ ಭಾಷ್ಯ, ಇದು ಅನರ ಆವೃತ್ತಿ. ಅನರ ಆವೃತ್ತಿ ಅಂತ ವೇದವ್ಯಾಸ ಹೇಳಿದ ಮೇಲೆ ಅದು ಏನ್ ಮಾಡ್ಬೇಕು, ನಾವೀಗ ತಮ್ಮ ಸ್ವರೂಪ ಹೇಳ್ಕೋಬೇಕಲ್ಲ, ತಾವೇ ಅನ ಅಂತ ಹೇಳ್ಕೊಳ್ಳೋದಕ್ಕೋಸ್ಕರವಾಗಿ ಎಷ್ಟೇ ತಿಳಿದಾನೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ಯೋಚನೆ ಮಾಡ್ಬೇಕು, ನಮ್ಗೆ ಅರ್ಥ ಆಗುತ್ತೆ. ಆಚಾರ್ಯರು ಪಾಠ ಹೇಳ್ತಾ ಕೂತಿದ್ದಾರೆ, ಶಿಷ್ಯರು ಕೇಳಿದ್ರು, ಸ್ವಾಮಿ ನಿಮ್ಮ ಇಂಥ ಗ್ರಂಥಕ್ಕೆ ಯಾರು ವ್ಯಾಖ್ಯಾನ ಬರೀತಾರೆ ಅಂತ ಕೇಳಿದರು. ಬಟ್ ಆಚಾರ್ಯ ಏನ್ ಮಾಡಿದ್ರು, ವ್ಯಾಖ್ಯಾಶ್ಚತ್ಯೇಷ ಘೋರಾಟ್ ಹೇಳಿದ್ರು. ಆಚಾರ್ಯ ನಮಗೆ ಗೊತ್ತಿದೆ, ಟೀಕಾರಾಯರು ಬಂದರು, ನಮ್ಗೆ ಅರ್ಥ ಆಗುತ್ತೆ. ಭಾಷ್ಯ ಬರೆದ ಆಚಾರ್ಯರು ಟೀಕೆ ಯಾರು ಬರೀತಾರೆ ಅಂತ ಹೇಳಿದರು, ಅರ್ಥ ಆಯ್ತಾ? ಈಗ ಸೂತ್ರ ಬರೆದ ವೇದವ್ಯಾಸದೇವರು ಭಾಷ್ಯ ಯಾರು ಬರೀತಾರೆ ಅಂತ ಹೇಳ್ತಾರೆ. ಸೂತ್ರ ಬರೆದ ಭಾಷ್ಯ ಯಾರು ಬರೀತಾರೆ, ಅಲ್ಲ ವೇದ ವಾಯುದೇವರು ಬರೀತಾರೆ ಅಷ್ಟೇ. ವಾಯುದೇವರು ಭಾಷ್ಯ ಬರೀತಾರೆ ಅಂತ ಹೇಳಿದ್ರಿಂದಾನೆ ಎಷ್ಟೇ ತ್ರೀಣಿದ್ದಾನೆ ಎಂಬುದು ಬೇರೆ ವಾಕ್ಯ ಅಲ್ಲ, ಸೂತ್ರದ ಅರ್ಥ ಅದು. ಅನಶ್ಯ ಆವೃತ್ತಿ, ವೃತ್ತಿ ಅಂದ್ರೆ ವ್ಯಾಖ್ಯಾನ, ಭಾಷ್ಯ ಆ ಅಂದ್ರೆ ಸಮ್ಯಕ್ ವ್ಯಾಖ್ಯಾನ. ಎಷ್ಟೋ ಜನ ಬರೆದಿದ್ದಾರೆ, ಉಪಯೋಗ ಇಲ್ಲ. ಅನಶ್ಯ ಆವೃತ್ತಿ, ಆ ದೃಷ್ಟಿಯಿಂದ ಆಚಾರ್ಯರ ಭಾಷ್ಯ ಒಂದೇ ಭಾಷ್ಯ ಅಂತ ವೇದವ್ಯಾಸರೇ ಹೇಳಿಬಿಟ್ಟಿದ್ದಾರೆ ಅಂತ ತಿಳ್ಕೊಂಡಾಗ, ಈ ದೃಷ್ಟಿಯಲ್ಲಿ ಅನಾವೃತ್ತಿ ಶಬ್ದ ಅದಕ್ಕೆ ನಿಮ್ಮ ಆಧಾರ ಕೊಡ್ತೀರಿ ಅಂದ್ರೆ ದಶಪ್ರಭತಿಂ ಜನ ಎಂತ ಯೋಷಣ ಶಬ್ದ ವೇದದಲ್ಲಿ ಹೇಳ್ಬಿಟ್ಟಿದ್ದಾರೆ, ಆಚಾರ್ಯ ಬಂದು ಬರೀತಾರೆ ಅಂತ ಹೇಳಿರೋದ್ರಿಂದ ವೇದವಾಕ್ಯನೇ ಆಧಾರ. ಅದಕ್ಕೆ ಶಬ್ದ ಅಂದ್ರೆ ವೇದವಾಕ್ಯ ಅಂತ ಅರ್ಥ. ವೇದವಾಕ್ಯದಲ್ಲಿ ಬಂದಿದೆ, ವಾಯುದೇವರು ಮುಖ್ಯ ಪ್ರಾಣ ದೇವರೇ, ಮಧ್ವಾಚಾರ್ಯ ಭಾಷ್ಯವನ್ನು ಬರೀತಾರೆ ಅಂತ ಹೇಳೋದಕ್ಕೋಸ್ಕರ ಆಚಾರ್ಯ ಅದಕ್ಕೆ ಏನ್ ಮಾಡಿದ್ದಾರೆ ಗೊತ್ತಾ, ಅದನ್ನು ಬರೆದ ಉತ್ತರ ಬಗ್ಗೆ ಮಾಡ್ತಾರೆ. ಆಮೇಲೆ ಇಲ್ಲಿಗೆ ಭಾಷ್ಯವಿತ್ತು ಕೃಷ್ಣಾರ್ಪ ಹೇಳ್ತೀವಿ ಅಂತ ಅರ್ಥ. ಯಶ್ಯತ್ತಿಣಿದಾನೆ ಅನಾವೃತ್ತಿ ಶಬ್ದ ಅರ್ಥ ಆಗಿ ಆಮೇಲೆ ತಾವು ಕೃಷ್ಣಾರ್ಪಣದ ಮುಕ್ತಾಯ ಮಾಡ್ತಾರಾದ್ರಿಂದ ಆಚಾರ್ಯರ ಮಾತು ಪ್ರತಿಯೊಂದು ಕೂಡ ಮೂಲ ಘಟಿತವಾದ ವಿಷಯ ಹೇಳುತ್ತೆ ಹೊರತು ಬೇರೆ ಹೇಳೋದಿಲ್ಲ. ಇದನ್ನೆಲ್ಲ ಗಮನಿಸಿರಬೇಕು. ಇಂಥ ಶ್ರೀಮದ್ ಆಚಾರ್ಯರು ತಾವು ಇನ್ನು ಸ್ತೋತ್ರಗಳಿಂದ ಬರೀತಾರೆ, ಕೃಷ್ಣಾಮೃತ ಮಹಾನವ ಬರೀತಾರೆ, ಸದಾಚಾರ ಸ್ಮೃತಿ ಬರೀತಾರೆ. ಹೆಸರಲ್ಲೇ ತಾವ್ಯಾವತ್ತು ಮತ್ತೆ ಹೇಳ್ತಾರೆ ಸದಾಚಾರ ಸ್ಮೃತಿ. ಅದು ಪಾಠ ಆಗಿದೆ, ಹೆಚ್ಚಾಡೋದಕ್ಕೆ ಹೋಗೋದಿಲ್ಲ. ಸದಾಚಾರ ಸ್ಮೃತಿ, ಇದಕ್ಕೇನು ಅರ್ಥ, ಏನು ವಿಷಯ ಇದೆ ಅಂತ ಪ್ರಶ್ನೆ. ಏನು ವಿಷಯ ಇದೆ ಇದರೊಳಗೆ ಅಂತ ಕೇಳಿದರೆ ಸದಾಚಾರ ಇದೆ. ಸದಾಚಾರ ಯಾರು ಓದಬೇಕಾದ ಸದಾಚಾರ ಇದೆ. ಸತಾಂ ಆಚಾರ ಸದಾಚಾರ, ಸಜ್ಜನರು ಆಚಾರ ಮಾಡಬೇಕಲ್ಲ ಅದನ್ನು ಹೇಳಿದ್ದೇವೆ. ಅಧಿಕಾರಿಗಳು ಹೇಳಿದಾಗಾಯ್ತು. ಬರೆಯಾರ ಅಂತ ಕೇಳಿದರೆ ಸತ್ ಆಚಾರ, ಸತ್ಕೃತವಾದ ಆಚಾರ. ಸದಿತಿ ಪ್ರಾಣ, ಮುಖ್ಯ ಪ್ರಾಣ ನಾವು ಬರೀತಕ್ಕಂಥ ಸ್ಮೃತಿ ಇದು. ಮನುಸ್ಮೃತಿ ಇದ್ರೆ ಹೇಗೋ ಸದಾಚಾರ ಸ್ಮೃತಿ, ಮನುಸ್ಮೃತಿ ಸದಾಚಾರ ಸ್ಮೃತಿ ಬದ್ಧ ಸ್ಮೃತಿ ಅಂತ ಅರ್ಥ. ಆನಂದ ತೀರ್ಥ ಮುನಿನ ಪೂರ್ಣ ಪ್ರಜ್ಞೆ ಹೇಳ್ತಾರೆ, ವ್ಯಾಸವಾಕ್ಯ ಸಮುದ್ಧತಿ ಸದಾಚಾರಸ ವಿಷಯ ಕೃತ ಸಂಕ್ಷೇಪತ ಶುಭ. ಅದಕ್ಕೆ ಅದು ಹೇಳ್ಕೊಂಡಿದ್ದೇನೆ, ಮೊದಲು ಸೂಚನೆ ಮಾಡಿದ್ದಾರೆ ಅಂತ ಅರ್ಥ. ಮಧ್ವಾಚಾರ್ಯ ಬರೆದ ಸ್ಮೃತಿ ಇದು ಅಂತ ಹೇಳಿದ್ದಾರೆ. ಮತ್ತೆ ತಾವು ಪ್ರತಿಯೊಂದು ಮಾತಿಗೆ ಆಧಾರ ಕೊಡೋ ಮೂಲಕವಾಗಿ ಮತ್ತೆ ಸದಾಚಾರ ಹೇಳಿದರು ಸರ್ವಮೂಲನೆ. ಮತ್ತೆ ವ್ಯಾಸವಾಕ್ಯ ಸಮುದ್ಧತಿ, ಭಾಷ್ಯ ಬರೆದು ವ್ಯಾಸವಾಕ್ಯ ಸಮುದ್ಧತಿ, ಅನುವ್ಯಾಖ್ಯಾನ ಬರೆದು ವ್ಯಾಸವಾಕ್ಯ ಸಮುದ್ಧತಿ, ಉಪನಿಷತ್ ಭಾಷ್ಯ ಬರಲಿ ವ್ಯಾಸವಾಕ್ಯ ಸಮುದ್ರತೇನೆ, ನಮ್ಮದೇನೂ ಅಲ್ಲ. ಆ ದೃಷ್ಟಿಯಿಂದ ಕೂಡ ಸರ್ವಮೂಲ ಅನ್ನೋ ಹೆಸರು ಸಾರ್ಥಕವಾಗಿ ಬರ್ತಾ ಇದೆ. ಕೃಷ್ಣಾಮೃತ ಮಹಾನವ ಇದೆ, ಎಷ್ಟು ಸುಲಭ ಶ್ಲೋಕಗಳು ಅಂದರೆ ಹೊಸ ಶೈಲಿ ಅದು. ನಮ್ಮಲ್ಲಿ ಯಂಥಾಲಜಿ ಅಂತ ಕರೀತಾರೆ, ಹಿಂದಿನ ಶ್ಲೋಕಗಳನ್ನು ಸಂಗ್ರಹ ಮಾಡೋ ಪದ್ಧತಿ ಅದು. ಪುರಾಣಿಕ ಶ್ಲೋಕಗಳ ಯಂಥಾಲಜಿ ಅಂದರೆ ಕೃಷ್ಣಾಮೃತ ಮಹಾನವ. ಆಚಾರ ಶ್ಲೋಕ ನಾಲ್ಕೈದಿವೆ ಅಷ್ಟೇ, ಉಳಿದೆಲ್ಲ ಸಂಗ್ರಹಗಳು. ತಾಪತ್ರಯೇಣ ಸಂತಪ್ತಂ ಯದೇತದ ಅಖಿಲಂ ಜಗತ್ ವಕ್ಷ್ಯಾಮಿ ಶಾಂತಯೇ ತಸ್ಯ ಕೃಷ್ಣಾಮೃತ ಮಹಾರಣವ. ಆಚಾರ್ಯ ಶ್ಲೋಕಗಳನ್ನು ಎಷ್ಟು ಪುರಾಣ ಶ್ಲೋಕಗಳು, ಒಂದು ಕಡೆಗೆ ಬೇರೆ ಬೇರೆ ಗ್ರಂಥಗಳ ಶ್ಲೋಕಗಳು, ಇನ್ನೊಂದು ಕಡೆಗೆ ಬೇರೆ ಬೇರೆ ಹೇಳಿದ ಶ್ಲೋಕಗಳು, ಯಮಃ ಶಂಕರ ಸೂತ ಹೀಗೆಲ್ಲ ಹೇಳ್ತಾ ವ್ಯಕ್ತಿಗಳು ಬೇರೆ ಬೇರೆ, ಪುರಾಣ ವಾಕ್ಯಗಳು ಬೇರೆ ಬೇರೆ, ಎರಡನ್ನೂ ಸೇರಿಸ್ತಾರೆ. ಈ ಮಾತನ್ನು ಯಾತ್ರೆ ಸೇರಿಸ್ತಾರೆ ಅಂದರೆ ಯಾವ ಪುರಾಣ ನೋಡಿದರೂ ಕೂಡ ಇದೇ ವಿಷಯ ಬಂದಿದೆ, ಯಾರು ಕೇಳಿದ್ರು ಇದೇ ಮಾತು ಹೇಳ್ತಾರೆ ಅಂತ ಭಿನ್ನ ಭಿನ್ನ ಸಾಕ್ಷಿಗಳು. ಬಹುಪ್ರಮಾಣ ಸಂವಾದಸ್ಯ ದಾರ್ಢ್ಯ ಹೇತುರೇವ, ಸ್ವಾಮಿಗಳು ಹೇಳ್ತಾರೆ, ರಾಯರು ಹೇಳ್ತಾರೆ, ವಾದಿರಾಜರು ಹೇಳ್ತಾರೆ, ಏನಾಯ್ತಾಗ ದಾರ್ಢ್ಯ ಶುರುವಾಗುತ್ತೆ, ಹೆಚ್ಚೆಚ್ಚು ದಾರ್ಢ್ಯ ಬರುತ್ತೆ. ಅದಕ್ಕೆ ಆಚಾರ್ಯರು ಎಲ್ಲ ದೇವತೆಗಳ ಮಾತು ಋಷಿಗಳ ಮಾತು ಒಂದೇ ಆಗಿದೆ ಅಂತ ಹೇಳೋದಕ್ಕೆ ಬೇರೆಯವ್ರ ಮಾತನ್ನೆಲ್ಲ ತೋರಿಸ್ ಗೀತಾಗೆ ಭಾಷ್ಯ ಇದ್ದಾಗ ಯಾವುದಕ್ಕೆ ಯಾವಿಮ ಹೇಳ್ತಾರಲ್ಲ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ, ದೃಷ್ಟಾಂತ ಹೀಗೆ ಕೊಡಬೇಕು. ಈ ರೀತಿ ಸಂಗ್ರಹ ಮಾಡ ಕೌಶಲವನ್ನು ಆಚಾರ್ಯ ತೋರಿಸಿಕೊಟ್ಟು ತುಂಬ ಸರಳ ಶ್ಲೋಕಗಳು ಅರ್ಥಗರ್ಭಿತವಾದ ಮಾತುಗಳು ಸೂರ್ಯಮಣೆ ಮಾಡುತ್ತಾರೆ. ಅದು ಬರೆಯ ಕ್ರಮ ನೋಡಿ, ಯಜ್ಞಾನಾಂ ತಪಸಾಂಚೈವ ಶುಭಾನಾಂಚೈವ ಕರ್ಮಣ ತದ್ವಿಶಿಷ್ಟ ಫಲಂ ಋಣ ಸದೈವ ಆರಾಧನಂ ಹರೇ. ನಾವು ಒಳ್ಳೆ ಪ್ರಶ್ನೆಗೆ ಉತ್ತರ ಇದು ಒಂದು, ಸ್ವಾಮಿ ದೇವ್ರ ಪೂಜೆ ಮಾಡಿದ್ರೆ ಏನು ಬರುತ್ತೆ? ನಮ್ಮ ಪ್ರಶ್ನೆ ದೇವ್ರ ಪೂಜೆ ಮಾಡಿದ್ರೆ ಏನು ಬರುತ್ತೆ? ಆಚಾರ್ಯ ಹೇಳ್ತಾರೆ, ಹಾಗೆ ಕೇಳಬೇಡ. ಯಜ್ಞಾನಾಂ ತಪಸಾಂಚೈವ ಶುಭಾನಾಂಚೈವ ಕರ್ಮಣಾಂ ತದ್ವಿಶಿಷ್ಟ ಫಲಂ ಋಣಾಂ ಸದೈವ ಆರಾಧನಂ ಹರೇ. ದೇವ್ರ ಪೂಜೆ ಮಾಡಿದ್ರೆ ಏನು ಬರುತ್ತೆ ಅಂತ ಕೇಳಬೇಡ, ಎಷ್ಟು ಪುಣ್ಯ ಕಾರ್ಯ ಮಾಡಿದರೆ ದೇವ್ರ ಪೂಜೆ ಮಾಡೋ ಯೋಗ ಬರುತ್ತೆ ಕೇಳು ಅಂತ ಹೇಳ್ತಾರೆ. ಎಷ್ಟು ಪುಣ್ಯ ಕಾರ್ಯ ಮಾಡಿ ದೇವ್ರ ಪೂಜೆ ಮಾಡೋ ಯೋಗ ಬರಬೇಕು ನಮಗೆ. ತದ್ವಿಶಿಷ್ಟ ಫಲಂ ಋಣಾಂ ಅಂದರೆ ನಾವು ಏನೋ ಯೋಚನೆ ಮಾಡಿ ಮಾಡಿ ದಾರಿ ತಪ್ಪಿಬಿಟ್ಟಿರುತ್ತೆ. ಆಚಾರ್ಯ ಹೇಳ ಕ್ರಮನೇ ಹಾಕಿ, ದೇವ್ರ ನಾಮ ಹೇಳಿ ಅಂತ ಹೇಳ್ತೀರಿ, ಸ್ವಾಮಿ ಎಷ್ಟು ಪಾಪ ಹೋಗ್ಬೋದು, ನಾವು ಟಿ ವಿ ತಗೋತೇವೆ ಎಷ್ಟು ಖರ್ಚಾಗ್ಬೋದು ನೋಡ್ತೇವೆ ಅಷ್ಟೇ, ಎಷ್ಟು ಪಾಪ ಬರ್ಬೋದು ಅದನ್ನು ಯೋಚನೆ ಮಾಡ್ಬೇಕು. ಆಮೇಲೆ ತಗೊಂಡ್ಮೇಲೆ ಎಷ್ಟು ಪಾಪ ಬರ್ಬೋದು, ನಮ್ಮ ಮಕ್ಕಳು ನೋಡ್ತಾ ಇರಲ್ಲ ಚಾನಲ್ಗಳು, ಎಷ್ಟು ಪಾಪ ಬರ್ಬೋದು ದೇವರಿಗೆ ಗೊತ್ತು. ಬಹುಶಃ ಸೊಳ್ಳೆ ಓಡಿಸ್ತಾರೆ ಪಾಪ ತರ್ತಾನೆ ಅಷ್ಟೇ, ಹಾಲು ಹೊಡ್ತು ಸೊಳ್ಳೆ ಹೋಗ್ಬಿಡ್ತವೆ, ಟಿ ವಿಯಿಂದ ಪಾಪಗಳು ಹೊಳು ಬರ್ತವೆ ಅಷ್ಟೇ. ಆದರೆ ನಾಮದಿಂದ ಎಷ್ಟು ಪಾಪ ಹೋಗುತ್ತೆ ಅಂತ ಹೇಳ್ತಾರೆ ಆಚಾರ್ಯ. ನಮ್ಮನೋಸ್ತಿ ಯಾವತೀ ಶಕ್ತಿ ಪಾಪ ನಿರ್ಹರಣೇ ಹರೇಹೇ ತಾವತ್ ಕರ್ತುಂ ನ ಶಕ್ನೋತಿ ಪಾತಕಂ ಪಾತಕೀ ಚರಹ. ಈ ಶ್ಲೋಕ ಕೇಳಿದವರು ಬಹುಶಃ ತಲೆ ಕೆಟ್ಟೋಗ್ಬಿಡ್ತದೆ. ಅವ್ರಿಗೆ ಹೇಳ್ತಾರೆ ಒಂದು ನಾಮ ಹೇಳಿದ ಎಲ್ಲ ನಾಮ ಬೇಡಯ್ಯ, ದೇವ್ರು ಒಂದು ನಾಮ ಹೇಳಿದರೆ ಎಷ್ಟು ಪಾಪ ಹೋಗುತ್ತೆ ಗೊತ್ತಾ ಅಂತ ಹೇಳ್ತಾರೆ. ಎಷ್ಟು ಪಾಪ ಹೋಗ್ಬೋದು ಏನೋ ಯೋಚನೆ ಮಾಡ್ತಿರ್ತೀವಿ ಆಚಾರ್ಯ ಹೇಳ್ತಾರೆ. ಯೋಚನೆ ಮಾಡಬೇಡ, ಹೇಳ್ತೀನಿ ಕೇಳು. ಒಬ್ಬ ಭಗವಂತನ ನಾಮವನ್ನ ಒಂದು ನಾಮವನ್ನ ಒಂದ್ಸತ್ತು ಉಚ್ಚಾರಣೆ ಮಾಡಿದ್ರೆ ಎಷ್ಟು ಪಾಪ ಹೋಗುತ್ತೆ ಅಂದ್ರೆ ಅಷ್ಟು ಪಾಪ ಮಾಡಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ ಅಷ್ಟು ಪಾಪ ಹೋಗುತ್ತೆ ಅಂತ ಹೇಳ್ಬಿಡ್ತಾರೆ. ಯಾರಿಗೂ ಮಾಡಕ್ಕೆ ಬರೋದಿಲ್ಲ ಅಷ್ಟು ಪಾಪನ. ಇದು ಅರ್ಥ ಮಾಡಿಕೊಂಡು ಎಂಥ ಕಾವ್ಯ ಎಂಥ ಶಾಸ್ತ್ರ, ಕಾವ್ಯನೂ ಹೌದು ಶಾಸ್ತ್ರನೂ ಹೌದು. ದುಷ್ಟಾಂತ ನಮಗೆಲ್ಲ ಗೊತ್ತೇ ಇದೆ. ಸಾವಿರಕ್ಕಾಗಿ ಕೂತಿದ್ದ ಮರದೊಳಗೆ ಸಾವಿರಕ್ಕಾಗಿ ಓಡಿಸ್ಬೇಕಾದ್ರೆ ಸಾವಿರ ಕಲ್ಲು ತಗೊಂಡು ಹೋಗಬಾರದು. ಒಂದು ಕಲ್ಲು ಹೊಡೆದೋ ಬಾರ ಹಿಡ್ಕೊಂಡು ಸಾಕು ಓಡೋಗ್ಬಿಡ್ತಾವಾಗ್ಲೇ, ಹಿಡ್ಕೊಂಡ್ರೆ ಸಾಕು ಅಂತ ಯಾತಕ್ಕೆ ಹೇಳ್ತಾರೆ ಗೊತ್ತಾ? ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಸರ್ವೇ ನ ನಿಷ್ಫಲ. ಈ ಮಾತು ಅರ್ಥ ಮಾಡಿಕೊಂಡು ದೇವರನ್ನ ಆರಾಧನೆ ಮಾಡಿ ಎಷ್ಟು ಸ್ಫೂರ್ತಿ ಕೊಡ್ತಾರೆ ಆಚಾರ್ಯರು. ಇವೆಲ್ಲ ನಮ್ಮ ತಲೆಯಲ್ಲಿ ಕೂತ್ರೆ ಬೇರೆ ಕಡೆ ಹೋಗೋ ಪ್ರಸಂಗ ಬರೋದು ನೆನಪಿರಲಿ. ಹುಡುಗರಿಗೆ ಮೊದಲು ಗೊತ್ತಾಗೋದಿಲ್ಲ, ಸ್ಕೂಲ್ ಮುಗಿಸ್ತಾರೆ ಕಾಲೇಜಿಗೆ ಬರ್ತಾರೆ, ಹಾಗೆ ಆಗಿನ ಕಾಲಕ್ಕೇನು ಅವನಿಗೆ ಜಾಗ್ರತೆ ಕಾಣೋದಿಲ್ಲ. ಮೇಷ್ಟ್ರು ಬಯೋದೊಂದೇ ಗೊತ್ತು, ಹಾಗೆ ಓಡಾಡ್ತಿರ್ತಾರೆ ಅವ್ರು, ಮತ್ತೊಂದು ಗೊತ್ತಿರೋದಿಲ್ಲ. ಕೆಲಸಕ್ಕೆ ಸೇರ್ತಾನೆ, ಮದುವೆ ಆಗುತ್ತೆ, ಮನೆಯಲ್ಲಿ ಮಗು ಜ್ವರ ಬರುತ್ತೆ, ಆಗ ಅವ್ರಿಗೆ ಬೇಕಾಗುತ್ತೆ ಯಾರೋ ಒಬ್ರು. ಯಾವುದು ಕೆಲಸಕ್ಕೆ ಬರೋದಿಲ್ಲ ಅವರಿಗೆ, ಯಾರು ಕಾಪಾಡ್ತಾರೆ ಶುರು ಮಾಡ್ತಾರೆ, ಉತ್ತರ ಗೊತ್ತಿಲ್ಲ ಅವರಿಗೆ, ಎಲ್ಲ ಹೋಗ್ತಾನೆ ಬಾಬನ ಹತ್ರ ಹೋಗ್ತಾನೆ, ಮಸೀದಿ ಕೂತ್ಕೊಂಡ್ಬಿಡ್ತಾನೆ, ಯಾಕೆ ಕಾಪ ಬೊಗು ಬಡಿಬೇಕು ಅವನಿಗೀಗ. ಈಗ ಗೊತ್ತಾಗುತ್ತೆ ಸಡನ್ ಆಗಿ ಯಾರೂ ಗೊತ್ತಿಲ್ಲ ಅವನಿಗೆ. ಅದು ವಿಷ್ಣು ಸಹಸ್ರ ಬೇಡ್ಕೊಟ್ಟಿದ್ರೆ, ವಾಯುಸ್ಥಿತಿ ಹೇಳ್ಕೊಟ್ಟಿದ್ರೆ ಆರಾಮಾಗಿರ್ತಿದ್ದ. ನಮ್ಮ ಮಕ್ಕಳನ್ನ ಏನು ಮಾಡ್ತಿದ್ದೇವೆ ಗೊತ್ತಾ? ನಾವು ಈಜು ಕಲಿಸ್ತೇ ನೀರಿಗೆ ಹಾಕಿದಾಗಿದೆ ಅಷ್ಟೇ. ಈಜು ಕಲಿಸ್ತೇ ನೀರಿಗೆ ಹಾಕಿದ್ರೆ ಕೈ ಕಾಲು ಹೊಡೆದು ಸಾಯೋದು ನೋಡ್ಬೇಕಷ್ಟೇ. ನಾವು ಹಾಗೆ ಮಾಡಬಾರದು. ಈ ನೀರಿ ಬೀಳೋದಕ್ಕಿಂತ ಮುಂಚೆ ಈಜು ಹ್ಯಾ ಕಲಿಸ್ಬೇಕೋ, ಇವತ್ತು ಸಂಸಾರ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಅವನಿಗೆ ಸರ್ವಮೂಲದ ಕೆಲವು ವಾಕ್ಯಗಳನ್ನು ಅವ್ರು ಕೇಳಿಸ್ತಾ ಹೋದರೆ ನಮ್ಮ ಜೀವನ ಹಾಳಾಗಿ ಹೋಗುತ್ತೆ. ನೆನಪಿರು ದ್ವಾದಶೋತ್ರ ಹೇಳ್ಕೊಡಿ. ಪರಪಕ್ಷ ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾಧ್ಯಾದಿ ವರದೇಶ ವರಪ್ರದಂ. ಒಂದೇ ವಂದ್ಯಂ ಹೇಳಿದ್ದೇನೆ, ಮಣಿಮಂಜಿನ ಸುಲಭ ಅಂತ ಹೇಳಿದ್ದೇನೆ ನೋಡಿ, ಎಲ್ಲ ತಿಳ್ಕೊಳ್ಳ ಹಾಗೇನೆ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾಧ್ಯಾದಿ ವರದೇಶ ವರಪ್ರದಂ. ಮೊದಲನೇ ಅಧ್ಯಾಯ ಪೂರ್ತಿ ಆಚಾರ್ಯ ಹೇಳೋದೇನೋ ಅಪಾದಬೋಧಿ ಪರ್ಯಂತ ಸ್ತೋತ್ರ. ಎರಡನೇ ಅಧ್ಯಾಯ ಪೂರ್ತಿ ಹೇಳೋದೇನೋ ದೇವರ ಸ್ವರೂಪ, ದೇವರು ಹೇಗಿದ್ದಾನೆ. ಸುಜನೋದಧಿ ಸಮೃದ್ಧಿ ಪೂರ್ಣಚಂದ್ರು ಗುಣಾರ್ಣವ ಅಮಂದಾನಂದ ಸಾಂದ್ರೋನಃ ಪ್ರಿಯತಾಂ ಇಂದಿರಾಪತಿ. ಮಾತಿತ್ತರೆ ಇಂದಿರಾಪತಿ ಆಚಾರ ಮುಂದೆ ಬರಲೇಬೇಕು ಹಾಗೆ ಹೇಳ್ತಾ ಇದ್ದಾರೆ. ಆಮೇಲೆ ಕುರುಹುಂಕ್ಷಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ಪಿತೃ ಮಾತೃಗತಿ. ಆಚಾರ ಉಲ್ಲೇಖ ಮಾಡೋ ರೀತಿಗಳೆಲ್ಲ ಅವರದೇ ಶೈಲಿ. ಕುರು ಭುಂಕ್ಷಚ ಕರ್ಮ ನಿಜಂ ನಿಯತಂ, ನೀನು ಮೊದಲು ಮಾಡು ಆಮೇಲೆ ತಿನ್ನು. ನಾ ಆಗಲ್ಲ, ಮೊದಲು ತಿಂದು ಆಮೇಲೆ ಮಾಡ್ತೀವಿ ಅಲ್ಲ, ಮೊದಲು ಮಾಡು ಆಮೇಲೆ ತಿನ್ನು. ಮೊದಲು ಸಂಬಳ ಬರ ಆಮೇಲೆ ಮೊದಲು ಕೆಲಸ ಆಮೇಲೆ ಸಂಬಳ. ಒಂದನೇ ತಾರೀಕು ಸಂಬಳ ಮೊದಲೆಲ್ಲ ಕೆಲಸ ಮಾಡಿರ್ಬೇಕು ಅವ್ರು. ಕುರು ಭುಂಕ್ಷಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ. ಹರಿಪಾದ ವಿನಮ್ರಧಿಯ ಸತತಂ ಕರ್ಮ ಕುರು, ಹರಿಪಾದ ವಿನಮ್ರಧಿಯ ಸತತಂ ಭುಂಕ್ಷ. ಎರಡು ಕನ್ವಯ, ಭಕ್ತಿಯಿಂದ ತಿನ್ನು, ಭಕ್ತಿಯಿಂದ ಮಾಡು. ಭಕ್ತಿ ಇಲ್ಲದೆ ಹೋದ್ರೆ ಏನು ಪ್ರಯೋಜನ ಇಲ್ಲ. ಯಾರಲ್ಲೂ ಭಕ್ತಿ ಮಾಡಬೇಡ. ಹರಿಪಾದ ವಿನಮ್ರಧಿಯ ಸತತಂ ಇದನ್ನೆಲ್ಲ ಹಿಡ್ತಾ ಅದಕ್ಕೆ ಆಚಾರ ಅವರೇ ತಾವೇ ಅರ್ಥ ಬರೆದಿದ್ದ. ನಿಜಂ ಅಂದ್ರೇನು, ನಿಯತಂ ಅಂದ್ರೇನು, ಸುವರ್ಣಾಶ್ರಮೋಚಿತಂ ಗೀತಾ ಭಾಷೆಯಲ್ಲಿ ಬರೀತಾ ನಿಯತಂ ಕುರು ಕರ್ಮತ್ವಂ. ಅವ್ರ ಮಾತಿಗೆ ಅವರದೇ ನಾವು ಅರ್ಥ ಜೋಡಿಸಿಬಿಟ್ರೆ ತಾಳ ಸ್ತೋತ್ರ ವ್ಯಾಖ್ಯಾನ ಆಗಿಬಿಡುತ್ತ. ಮುಂದೆ ಸಂದ ಯಾಕಪ್ಪ ಹರಿದ ಯಾಕೆ ಆರಾಧನೆ ಮಾಡಬೇಕು ಅಂತ ಕೇಳಿದರೆ, ಹರಿರೇವ ಪರಹ ಹರಿರೇವ ಗುರುಹು. ಒಂದೊಂದು ಕಾರಣಕ್ಕೆ ನಾವು ಇನ್ನೊಬ್ಬರು ಸೇವೆ ಮಾಡ್ತೇವಲ್ಲ, ದೇವ್ರು ಎಲ್ಲರಾಗಿದ್ದಾನಲ್ಲ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ದೇವ್ರು ಎಲ್ಲರೂ ಒಬ್ಬನೇ ಆಗಿದ್ದಾನಲ್ಲ. ಎಲ್ಲರ ಬರ್ತೀವಿ, ಒಬ್ಬನಲ್ಲೇ ಮಾಡ್ಬೇಕಲ್ಲ ನಾವೀಗ. ಹರಿರೇವ ಜಗತ್ ಪಿತೃ ಮಾತೃ ಗತಿ, ಅದಕ್ಕೆ ಹಾಗೆ ಮಾಡಿ. ಹರಿರೇವ ಪರಹ ಇನ್ನೊಂದು ಅರ್ಥ, ಹರಿರೇವ ಪರಹ, ಪರಹ ಅಂದ್ರೆ ವಿಲಕ್ಷಣ ಅಂತ ಅರ್ಥ. ಹರಿ ಭಿನ್ನ, ನಾವ್ಯಾರು ಹರಿ ಅಲ್ಲ, ಹರಿ ಪರಹ. ಆದ್ರೆ ಆಕೆ ಅವನು ಪೂರ್ಣನಾದ್ರಿಂದ ಪರಹ, ಅವನು ಪೂರ್ಣ ಅದಕ್ಕೆ ಪರ, ನಾವೆಲ್ಲ ಪೂರ್ಣರಲ್ಲ, ಅದಕ್ಕೆ ನಾವು ಅಪರ. ಈ ಕಡೆ ಇದ್ದೇವೆ ನಾವು, ದೇವರು ಆ ಕಡೆ ಇದ್ದಾನೆ. ಹರಿರೇವ ಪರ, ಹರಿಹಿ ಪರಯೇವ, ಹರಿಹಿ ಭಿನ್ನ ಏವ. ಸಂಸಾರದಲ್ಲೂ ಭಿನ್ನ, ಮೋಕ್ಷದಲ್ಲೂ ಭಿನ್ನ, ಸರ್ವಾತ್ಮನ ಭಿನ್ನ, ಸರ್ವದಾ ಭಿನ್ನ. ಹರಿಹಿ ಪರಯೇವ, ಅತ ಹರಿ ಪರಹ, ಹರಿ ಪರಹ, ಹರಿರೇವ ಪರಹ, ಹರಿರೇವ ಪರತರ, ಹರಿದೇವ ಪರತಮಃ. ಮುಂದೆ ಹೇಳ್ತಾರೆ, ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ತತ್ ಅಲಂ ಬಹುಲೋಕ ವಿಚಿಂತನಯ, ಬಹುಲೋಕ ವಿಚಿಂತನಯ, ಅದಕ್ಕೆ ಅರ್ಥ ಬಹು ಲೋಕ. ಬಹು ನಾಮಕೈದೇ ನಾಮಕೈದೇಶೆ ನಾಮಗ್ರಹಣ ನ್ಯಾಯ, ಬಹುಪಕ್ಷಿ ಇರೋದು ಇಂದ್ರದೇವರಿಗೆ. ಬಹುಲೋಕ ಅಂದ್ರೆ ಸ್ವರ್ಗ, ಬಹುಲೋಕ ವಿಚಿಂತನೆ ಅಲಂ. ಸ್ವರ್ಗ ಗಿರ್ಗ ಅಂತ ಯೋಚನೆ ಮಾಡಬೇಡ, ಬಿಟ್ಟುಬಿಡ ಆ ವಿಚಾರಣ. ತ ತದ ಪರ್ವಣಂ ಕುರು ಬಾರಸ ಈಶಪದೇ. ಈಶಪದ ವೈಕುಂಠ, ವೈಕುಂಠದ ಬಗ್ಗೆ ಯೋಚನೆ ಮಾಡಯ್ಯ. ಸ್ವರ್ಗದಾಗ ಯಾಕೆ ಯೋಚನೆ ಮಾಡ್ತೀಯ? ಆಚಾರ್ಯ ಬರದ ಅರ್ಥ ಅದಕ್ಕೆ, ಸ್ವರ್ಗಾದಿಗಳ ಅಪೇಕ್ಷೆ ಮಾಡಬೇಡ, ಮೋಕ್ಷ ಕೇಳು ಅಂತ ಹೇಳ್ತಾರಲ್ಲ, ತದ ನಮ್ಮ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೆ. ಲೋಕ ಅಂದ್ರೆ ಗ್ರಂಥ, ದ್ವಾಮವು ಪುರುಷವು ಲೋಕೆ. ಲೋಕ ಅಂದ್ರೆ ಪೌರುಷೇಯ ಗ್ರಂಥ, ಅಪೌರುಷೇಯ ಗ್ರಂಥ ಎರಡಿದೆ. ಅದಕ್ಕೋಸ್ಕರ ಲೋಕ ಪೌರುಷೇಯ ಗ್ರಂಥ, ವೇದ ಅಪೌರುಷೇಯ ಗ್ರಂಥ. ತದನಂ ಬಹುಲೋಕ ವಿಚಿಂತನಯ ಬಹುಲೋಕ, ಬಹುಲ ಪ್ರಬೋಧ, ಬಹು ಬಹುಲ ಪ್ರಬೋಧ, ಬಹುಲ ಬಹುಲ ಪ್ರಬೋಧ ಆಚಾರ್ಯರು. ಲೋಕ ಅಂದ್ರೆ ಅವರ ಗ್ರಂಥ, ಬಹುಲೋಕ ಅಂದ್ರೆ ಸರ್ವಮೂಲ ಗ್ರಂಥಗಳು. ಬಹುಲೋಕ ವಿಚಿಂತನೆಯ ಅಲಂ ಸರ್ವಮೂಲ ಗ್ರಂಥ ಓದ್ಕೊಂಡಿದ್ದು ಬಿಡಿ. ಮತ್ತೆ ಪ್ರವಣಂ ಕುರು ಮಾನಸ ಮೀಶ ಪದೇ, ದೇವರ ಪಾದ ನಿಶ್ಚಿಂತೆಯಾಗಿದ್ದು ಬಿಡಿ, ಸಾಕಷ್ಟೇ. ಸರ್ವಮೂಲ ಗ್ರಂಥ ಓದಿ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಅಂತ ಅರ್ಥ. ತದನಂ ಬಹುಲೋಕ ವಿಚಿಂತನ ಚಿಂತನೆಯ ವಿಚಿಂತನೆಯ ವಿಶಿಷ್ಟತೆಯ ಚಿಂತನೆಯ ಶ್ರವಣಂ ಹೇಳ್ತಾರೆ ಆಚಾರ್ಯರು. ಶ್ರವಣಂ ಸರ್ವದಾ ಕಾರ್ಯ, ಯಾವಾಗ ಮಾಡ್ಕೊಂಡಿರಿ. ಶ್ರವಣಾದಿ ವಿನಾ ನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್. ಅದಕ್ಕೆ ಅಲಂ ಅನ್ನೋ ಎರಡರ್ಥ, ಒಂದರ್ಥ ಬೇಡ, ಇನ್ನೊಂದರ್ಥ ಸಾಕು. ತದಲಂ ಬಹುಲೋಕ ವಿಚ, ಅದು ಬಿಟ್ಬಿಡ, ಅದು ಬೇಡ, ಇದಿಟ್ಕೋ, ಇದು ಸಾಕು, ಇದನ್ನು ಬಿಟ್ಬಿಡು. ಈ ರೀತಿ ಹೊತ್ತಾ ಹೋಗಿಬಿಟ್ರೆ ಆಚಾರ ಶಬ್ದಗಳನ್ನು ಕುಣಿಸ್ತಾರೆ. ಅದಕ್ಕೆ ಭಾರತಿ ಪತಿಗಳು, ಭಾರತಿ ಪತಿಗಳು ಅಂದಾಗ ಭಾರತಿ ಒಲಗ್ರೇನೆ ಶಬ್ದ ಕುಣಿಯುತ್ತೆ. ಭಾರತಿ ಪತಿ ಮುಂದೆ ಭಾರತಿ ಕುಣಿತಾಳೆ, ಗೊತ್ತಾಯ್ತಾ? ಭಾರತಿ ರಮಣ ಭಾರತಿನೇ ಕುಣಿತಾಳೆ. ದೇವಿಯ ಹೇಳ್ತಾರೆ, ದೇವಾದಿ ಸದ್ಭಿರನು ಪಾಲಿತ ಯಾದಾರೇಣ ದೇವಿ ಆತ್ಮನೇವ ವಿನಸತ್ ಪದಯಾನಿತಾಂತಂ. ಮಧ್ವಿಜಯ ಓದಿದವರಿಗೆ ನಾವೆಲ್ಲರನ್ನ ಭಾರತಿ ಅನುಗ್ರಹ ಮಾಡಿದರೆ ನಮ್ಮನ್ನು ತಮ್ಮ ಅನುಗ್ರಹ ಬೇಕು ಅಂತ ವಾಯುದೇವರು ನಿಂತ್ಕೊಂಡಿದ್ದಾರೆ. ಭಾರತಿ ದೇವಿ ಅಂದರೆ ಅವ್ರ ಮಾತು ಹೇಗಿರ್ಬೋದು ಅನ್ನೋದು ಸಾಕ್ಷಿ. ಆಚಾರ ಇಷ್ಟಾದರೂ ಕೂಡ ಅವ್ರ ಸರಳತೆ ಬಿಡೋದಿಲ್ಲ, ಅರ್ಥವರೆಗೆ ಎಷ್ಟು ಬೇಕಾದ್ರೆ ಮಾಡ್ಕೊಂಡ್ಬಿಡಿ, ಒಂದರ್ಥ ನಿಮಗೆ ಆಗಲೇಬೇಕು. ತದನಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸಂ ಈಶಪದೆ. ಮುಂದೆ ಶೃಣುತಾಮಲ ಸತ್ಯವಚ ಪರಮಂ ಶಪಥೇರಿತ ಮುಚ್ಛ್ರಿತ ಬಾಹುಯುಗಂ ನಹರೇ ಪರಮೋ ನಹರೇ ಸದೃಶಃ ಪರಮಸ್ಸತು ಸರ್ವಚಿದಾತ್ಮಗಣ. ಇಷ್ಟು ಪ್ರತಿಜ್ಞೆ ಯಾರು ಮಾಡ್ತಾರೆ ಲೆಕ್ಕ ಹಾಕಿ? ನಿಮ್ಮ ಮನೆ ಬರಬೇಕಾದ್ರೆ ಬರೀ ಸಾಕಾರ ಒಂಬುದು ಅಷ್ಟೇ. ಶಪಥ ಹೇಳ್ತೇನೆ, ಶಪಥ ಮಾಡಿರ್ತೇನೆ ಕೇಳಿ, ಶೃಣುತ ಶೃಣುತ ಕೇಳಿ ಕೇಳಿ. ಅಮಲ ಸತ್ಯವೆಚ ಪರಮಂ, ಆಚಾರ್ಯ ಶುರು ಮಾಡಿದ್ದು ಕುರು ಏಕವಚನ, ಶೃಣುತ ಬಹುವಚನ ಕೊಡ್ಬಿಡ್ತಾರೆ. ಕುರು ಏಕವಚನ, ಶೃಣುತ ಬಹುವಚನ. ಶೃಣುತಾಮಲ ಸತ್ಯವಚ ಪರಮಂ, ಅಮಲವಚ ಅಂದ್ರೂ ಸಾಕು, ಸತ್ಯವಚ ಅಂದ್ರೂ ಸಾಕು, ಪರಮಂ ವಚ ಅಂದ್ರೂ ಸಾಕು, ಮೂರು ಸೇರಿಸ್ಬಿಡ್ತಾರೆ. ಅಮಲ ಸತ್ಯವಚ ಪರಮಂ ಅಷ್ಟು ಸಾಲದ, ಶಪಥೇರಿ ತಮ್ಮ ಶಪಥ ಮಾಡಿ ಹೇಳ್ತೇನೆ ಅದು ಸಾಲದ, ಎರಡು ಕೈ ಎತ್ತಿ ಹೇಳ್ತೇನೆ. ಮತ್ತೆ ಈ ಮಾತು ಹೇಳ್ಕೊಂಡ್ರೆ ಎಷ್ಟು ಕಡಕಡಿ ಆಚಾರ್ಯರ ಮೇಲೆ ಅಂತ ಗೊತ್ತಾಗಿಬಿಟ್ರೆ ಎಲ್ಲೂ ಅಡ್ಡಾದಿ ಹೋಗಬಾರ್ದು ಅಂತೇಳಿ. ನಾವು ನಿಮ್ಮ ಮಾದಿ ಏನ್ ಮಾಡಿ ಬರೋದಿಲ್ಲ ಅಂತ, ನಾವು ಅಡ್ಡಾದಿ ಹೋಗಬೇಡಿ ಅಂತ, ಅವರು ಅಡ್ಡಾದಿ ಬಿಡೋದಿಲ್ಲ ಅಂತ ನಾವು ಕೂತ್ಕೊಂಡ್ರೆ ಏನ್ ಮಾಡಬೇಕು? ದ್ವಾದಸ್ತೋತ್ರ ಓದಿದವರಿಗೆ ಆಚಾರ್ಯ ಹೇಳ್ತಾರೆ, ಸುಮ್ಮನೆ ಓದಿಯ ಸಾಕು, ಬೇಕಾದ ಸಿಗುತ್ತೆ. ಈ ಒಂದು ಆಚಾರ್ಯರ ಮಾತಿದೆಯಲ್ಲ, ಶೃಣುತಾಮಲ ಸತ್ಯವಚ ಪರಮಂ ಇದೆಯಲ್ಲ, ಅದಿಟ್ಕೊಂಡು ಎಷ್ಟು ದಾಸ ಆಡ್ಬೋದು ಲೆಕ್ಕನೇ ಇಲ್ಲ. ಉಕ್ಕುವ ತುಪ್ಪಕ್ಕೆ ಕೈಯುಕ್ಕುವೆ ನಾನು ಚಕ್ರಧರ ಪರಮಾತ್ಮನಲ್ಲದಿಲ್ಲವೆಂದು, ವಿಧಿತ ದೈವಗಳೆಲ್ಲ ವಿಷ್ಣುವಿನ ಹಿಂದೆ, ಇದಕ್ಕೆ ನಾ ಫಣಿಫಣವ ಕೈಯಲ್ಲಿ ಹಿಡಿವೆ, ಅನುದಿನವು ಶ್ರವಣ ಮನನಾದಿ ಸಾಧನ ಮಾಡೋ ಇನ್ನೂ ಸಂಶಯ ವ್ಯಾತಕೋ, ಏರು ಶಮತವ ಮಾಡಲಿ ಮತವು ಪಿರಿದೆಂದು, ಜ್ಞಾನಿಗಳ ಸಮ್ಮತವು ಪ್ರಾಣಿ. ಇದೆಲ್ಲ ಆಚಾರ್ಯ ಒಂದು ಮಾತಿನಿಂದ ಬಂದ ಸಾವಿರಾರು ಮಾತುಗಳು. ದ್ವಾದಸ್ತೋತ್ರ ಒಂದು, ಅದು ದೊಡ್ಡ ಒಂದು ಗೌರಿ ಶಂಕರ, ಅದರಿಂದ ಬಂದ ದೊಡ್ಡ ಸಮುದ್ರವೇ ವ್ಯಾಸ ದಾಸ ಸಾಹಿತ್ಯವಂತ. ಅದರಿಂದ ದಾಸ ಸಾಹಿತ್ಯದ ಗೌರಿ ಶಂಕರ ಅಂತ ಹೇಳಿದ್ರೆ ದ್ವಾದಶ ಸ್ತೋತ್ರ. ಹನ್ನೆರಡು ಅಧ್ಯಾಯದಿಂದ ದಾಸರು ಸಾವಿರ ಸಾವಿರ ಗುರುದಾಸರು ಒಬ್ಬರೇನೆ ನಾಲ್ಕು ಲಕ್ಷದ ಮೇಲೆ ಹಾಡು ಬರೀತಾರೆ. ಆಚಾರ ಸ್ಫೂರ್ತಿ ಹಾಕ್ಕೊಡ್ತಾರೆ, ಸ್ಫೂರ್ತಿ ಕೊಟ್ಟರೆ ಗುರುಗಳು ನೆನಪಿರಬೇಕು, ಸ್ಫೂರ್ತಿ ಕೊಟ್ಟರೆ ಗುರುಗಳಾಗ್ತಾರೆ, ಇಲ್ಲ ಹೋದ್ರಲ್ಲ. ಆಚಾರ್ಯರು ಆ ರೀತಿ ಬರೆದು ಲೋಕಕ್ಕೆ ಮಾಡಿದ ಉಪಕಾರ ಹನ್ನೆರಡು ಅಧ್ಯಾಯ. ಇನ್ನೊಂದು ನೆನಪಿರಲಿ, ಅಧ್ಯಾಯಾತ್ಮಕವಾದ ಸ್ತೋತ್ರ ನಮ್ಮಲ್ಲಿ ಇಲ್ಲ, ಒಂದೇ ಜಿತಂತ್ಯ ಸ್ತೋತ್ರ ಒಂದೇ ಇರುವುದು, ಅಧ್ಯಾಯಾತ್ಮಕ ಸ್ತೋತ್ರದ ಒಂದೇ ಇದು, ದ್ವಾದಶ ಸ್ತೋತ್ರ ಒಂದು ಎರಡೇ. ಅದು ಬ್ರಹ್ಮದೇವರು ಬರೆದಿದ್ದಾರೆ, ಇದು ಬಾಯಿ ಬ್ರಹ್ಮದೇವರು ಬರೆದಿದ್ದಾರೆ. ಆದ್ದರಿಂದ ಅಧ್ಯಾಯಾತ್ಮಕ ಶ್ಲೋಕ ಬರೆಯೋರು ಅಂದರೆ ರುಜುಗುಣೆ ಅಂತ ಆಯ್ತ ಹೊರತು ಬೇರೆಯವರಿಗೆ ಸಾಧ್ಯ ಇಲ್ಲ ಎಂಬ ರೀತಿ ಆಚಾರ್ಯರು ಕೊಟ್ಟಿದ್ದು ದ್ವಾದಶ ಸ್ತೋತ್ರ. ಆಚಾರ್ಯ ಮನಸ್ಸು ಮಾಡಿದರೆ ಎಷ್ಟು ಸ್ತೋತ್ರ ಬರಿಬೋದಾಗಿತ್ತು, ಬಿಟ್ಟುಬಿಡಿ, ಅದು ಮಾತಾಡಿದ್ದೆಲ್ಲ ಸ್ತೋತ್ರನೇ ಆ ಲೆಕ್ಕ ತಗೊಂಡ್ರೆ. ಯಾತಕ್ಕೆ ಎರಡೇ ನುಡಿಸಿದ್ರು ಗೊತ್ತಾ? ಹೆಚ್ಚಾದರೆ ಸ್ವಾಮಿ ಹೆಚ್ಚಾಯಿತು ಅಂತೇವೆ, ಅದು ಎರಡೇ ಇರಲಿ, ತುಂಬ ಐಟಮ್ ಬಡಿಸಿದ ಊಟ ಮಾಡೋದು ಕಷ್ಟ ಆಗಿಬಿಡುತ್ತೆ. ಚೌಕಿ ಊಟ ಭಾರಿ ಬಜೆ, ಯಾಕಂದ್ರೆ ಒಂಥರ ಇನ್ನು ಹೆಚ್ಚು ಎರಡನೇ ಸತಿ ಯಾವ್ದು ಆಶೋಳಕ್ಕೆ ಆಗೋದಿಲ್ಲ. ಯಾತಕ್ಕೆ ಅಂದರೆ ಅಷ್ಟು ಐಟಮ್ ಆಗಿಬಿಟ್ಟದ್ದು. ಆಚಾರ್ಯ ಏನು ಮಾಡಿರೋದು, ಎರಡು ಭಾರಿ ಸ್ತೋತ್ರ ನಾಲ್ಕು ಸತಿ ಸಾಕು, ಬೆಕ್ಕಾ ಸಿಕ್ಬಿಡುತ್ತೆ ನಿಮಗೆ. ಎಷ್ಟು ಸುಲಭ, ಇನ್ನು ಮಕ್ಕಳಿಗೆ ತುಂಬ ಎಂಜಾಯ್ ಮಾಡಿ ಕೇಳಬೇಕಾ? ಕೇಶವ ಕೇಶವ ಶಾಸಕ ಒಂದೇ, ಪಾಶಧರಾಚ್ಯುತ ಶೂರವರೇಶ, ನಾರಾಯಣಾಮಲ ಕಾರಣ ಒಂದೇ, ಕಾರಣ ಕಾರಣ ಪೂರ್ಣವರೇಣ್ಯ, ವಾಮನ ವಾಮನ ಭಾಮನ ಒಂದೇ, ಸಾಮನ ಸೀಮನ ಶಾಮನ ಸಾನೋ, ಶ್ರೀಧರ ಶ್ರೀಧರ ಶಂಧರ ಒಂದೇ, ಭೂಧರ ವರ್ಧರ ಗಂಧರ ಧಾರಿನ್. ಮಕ್ಕಳು ಓಡಿಕೊಂಡು ಬಂದು ಕೇಳ್ತಾರೆ, ಗೊತ್ತಾಯ್ತಾ? ನಿಮ್ಮ ನೆನಪಲ್ಲಿ ಒಂದು ಸರ್ತಿ ಎಲ್ಲೋ ಸಣ್ಣ ಹುಡುಗ ಇದ್ದಾಗ ಒಂದು ಕಡೆಗೆ ಒಂದು ಸಂಪ್ರೋಷಣೆ ನಡೆದಿತ್ತು ದೇವರದು, ಉತ್ಸವ ಆದ ಮೇಲೆ ಅದು ಸಂಪ್ರೋಷಣೆ ಮಾಡಬೇಕು ದಾಸ್ಯಕಾತ ತಡಿತಾ ಇದ್ರು, ದೇವರು ಅಭಿಷೇಕ ಮಾಡ್ತಾ ಇದ್ರು. ಕಿವಿಯಲ್ಲಿ ಬಿತ್ತು ವಾಮನ ವಾಮನ ಭಾವನ ಬಂದೆ. ಶಾಸ್ತ್ರಾಧ್ಯಯನ ಮಾಡಲಿಕ್ಕೆ ಸ್ಫೂರ್ತಿ ಕೊಟ್ಟಿದ್ದು ಆ ಒಂದು ಮಾತು, ವಾಮನ ವಾಮನ ಭಾವನ ಬಂದೆ, ವಾಮನ ವಾಮನ ಭಾವನ ಬಂದೆ ಅಂತ ಹೇಳಿ ಯಾರೋ ದಾಸ್ಯೋತ್ರ ಹೇಳ್ತಾ ಇದ್ರು ದೇವರಿಗೆ ಪೂಜೆ ಮಾಡ್ತಾ. ಆ ಸ್ತೋತ್ರ ಕಿವಿಗೆ ಬಿತ್ತು, ಎಷ್ಟು ಚೆನ್ನಾಗಿದೆ ಸಂಸ್ಕೃತ ಕಲಿಬೇಕು ಅಂತೇಳಿ ಆ ಒಂದು ಸ್ಫೂರ್ತಿ ಬಂತು ನನಗೆ. ಅದರಿಂದ ಹೋಗ್ತಾಯ್ತು ಅದು ಆಚಾರ್ಯರ ಒಂದು ಧ್ವನಿ ಎಷ್ಟು ನಮ್ಮನ್ನು ಎಳ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ವಾಮನ ವಾಮನ ಇವತ್ತು ಕಿವಿಯಲ್ಲಿ ಕೇಳಿದಾಗಿರುತ್ತೆ ಆ ಮಾತುಗಳು. ಅದನ್ನು ಮಕ್ಕಳಿಗೆ ಕೇಳಿಸ್ತು ಯಾಕೆ ಸಿನಿಮಾ ಹೇಳ್ತಾರೆ ಅಲ್ಲಿ ಲೆಕ್ಕ ಇಟ್ಕೊಳ್ಳಿ. ಇವರು ಸ್ವಾಸ್ತ್ರೋತ್ರ ಹೇಳಿದ್ರೆ ಸಿನಿಮಾನೇ ಬಿಡಲಿಲ್ಲ, ಹಾಗಾಗಿ ಬಿಡುತ್ತೆ ಅವರು. ಹೇಳ್ಕೊಳ್ಳಿ ಮಕ್ಕಳಿಗೆ, ಪ್ರೀಣಾಯಾಮೋ ವಾಸುದೇವಂ ದೇವತ ಮಂಡಲ ಅಖಂಡ ಮಂಡನಂ. ಒಂದೇ ಒಂದೇ ಮ್ಯಾಗ್ ಶುರು ಮಾಡ್ತಾರೆ, ಒಂದು ವಿರಸ್ತಾ ಹೋಗ್ತಾರೆ ಆಚಾರ ಸ್ಟೈಲ್ ಚೇಂಜ್ ಮಾಡ್ತಾ ಹೋಗ್ತಾರೆ. ಕೇಶವ ಕೇಶವ ಕುಣಿತಾರೆ. ದಾಸೋತ್ರ ಫಲ ಏನು ಗೊತ್ತಾ, ವಿಷ್ಣುಪತಿ ತೀರ್ಥರು ಬರೀತಾರೆ. ಆ ವಿಷಯ ಹೇಳಬೇಕು, ಪೇದಾವರ ಸ್ವಾಮಿ ವಿಷ್ಣುಪತಿ ತೀರ್ಥ ಪೇದಾವರ ಮಠ ವಿಷ್ಣುಪತಿ ದ್ವಾದ ಸ್ತೋತ್ರ ವ್ಯಾಖ್ಯಾನ ಬರೋದು ಹೇಳ್ತಾರೆ ಆಚಾರ್ಯ. ಒಂದೇ ಒಂದೇ ಮತ್ತೆ ಸ್ತೋತ್ರ ಬರ್ಕೊತಾ ಹೊರಟ್ರಂತ ಉಡುಪಿಯಿಂದ ಸಮುದ್ರದಲ್ಲಿ ಕೂತರು. ಅಷ್ಟೊತ್ತಿಗೆ ಹಡಗಿನ ಕಥೆ ನಡೆದೋಯ್ತು, ಕೃಷ್ಣ ಬಂದುಬಿಟ್ಟ. ಐದು ಅಧ್ಯಾಯ ಹೇಳಿದ್ರು ಆಚಾರ್ಯ, ಕೃಷ್ಣ ಬಂದುಬಿಟ್ಟ ತಷ್ಟ ಅಬ್ಸರ್ವ್ ಮಾಡಿ. ಆರನೇದು ವತ್ಸಕ ರೂಪ ಲಯೋದೇವಿ ಹಾರೇನು ಅಂತಿರೋದು. ಎಲ್ಲರೂ ಒಂದೊಂದು ಸ್ತೋತ್ರ ಕೃಷ್ಣ ಮೇಲೆ ಜಾಸ್ತಿ ಇದೆ. ವಿಶ್ವತೀರ್ಥ ಬರ್ತೀರಿ ಯಾತಕ್ಕೆ ಅಂದ್ರೆ ಐದು ಅಧ್ಯಾಯ ಹೇಳೋ ಹೊತ್ತಿಗೆ ಕೃಷ್ಣ ಬಂದುಬಿಟ್ಟ, ಜಾಸ್ತಿ ಅದು ಸ್ತೋತ್ರವನ್ನು ಮುಂದುವರಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದು ವಿಶ್ವವತಿಯರು ಒಳ್ಳೆ ಕಾರಣ ಕೊಡ್ತಾರೆ. ಅಂದ್ರೆ ಆಚಾರ್ಯ ದ್ವಾದ ಸ್ತೋತ್ರವನ್ನು ಪೂರ್ತಿ ಹೇಳಬೇಡಿ, ಅರ್ಧ ಹೇಳೋಟ್ಗೆ ದೇವರು ಬಂದ್ಬಿಟ್ಟಿರ್ತಾನಂತಾಗ್ಲೇನೆ, ಅರ್ಧ ಹೇಳೋಟ್ಗೆನೆ. ಅಂದ್ರೆ ದೇವಕಿ ನಂದನ ನಂದ ಕುಮಾರ ವೃಂದಾವನ ಚಂದನ ಚರ್ಚಿತ ಸುಂದರಿನಾಥ ಹೇಳಬೇಕಾದ್ರೆ ಆಚಾರ್ಯರು ಕೃಷ್ಣನನ್ನು ತರಿಸಿದ ಶ್ಲೋಕ ಅದು. ಒಂದು ಕೃಷ್ಣ ಎದುರು ಬಂದು ನಿಂತ್ಕೊಂಡ್ಬಿಟ್ಟ ಅಂತ ಹೇಳ್ತಾರೆ. ಆಗ್ಲಿ ವಿಷ್ಣುಪತಿ ತೀರ್ಥರ ಮಾತಿಗಿಂತ ಬೇರೆಯವರ ಮಾತು ಬೇಡ. ಕೃಷ್ಣನ ಪೂಜೆ ಮಾಡಿದವರು ನೆನಪಿರಲಿ, ಅವರು ಬುಟ್ಟು ಪೂಜೆ ಮಾಡಿದವರು, ಎಷ್ಟು ವರ್ಷ ಪೂಜೆ ಮಾಡಿ ಲೆಕ್ಕ ಇಲ್ಲ ಅಂತ ಮಹಾನುಭಾವ. ಸುಮಧ್ವೇಜಿಕ ವ್ಯಾಖ್ಯಾನ, ಸಂಗ್ರಹಣ ವ್ಯಾಖ್ಯಾನ, ಮಣಿಮಂಜರಿ ವ್ಯಾಖ್ಯಾನ, ಇವತ್ತೇನಾದರೂ ಇಂಥ ಗ್ರಂಥಗಳ ವ್ಯಾಖ್ಯಾನ ಬೇಕು ಅಂದ್ರೆ ಮೊದಲು ನೆನಪಿ ಬರೋದು ವಿಶ್ವಪತಿ ತೀರ್ಥರು. ವಿಶ್ವಪತಿ ತೀರ್ಥರ ವ್ಯಾಖ್ಯಾನ ಇಲ್ಲದೆ ಈ ಸುಮಧ್ವೇಜಿ ಗ್ರಂಥ ಓದಲಿಕ್ಕಾಗೋದಿಲ್ಲ ಅಂತ ಮಹಾನುಭಾವರು ಹೇಳ್ತಾರೆ. ಇಷ್ಟು ಬರೆಯ ಹೊತ್ತಿಗೆ ಕೃಷ್ಣ ಬಂದುಬಿಟ್ಟ, ತಕ್ಷಣ ಆಚಾರ್ಯ ವಿಶೇಷ ಸ್ತೋತ್ರ ಬರೆದ್ರು, ಮುಂದೆ ಮುಂದುವರೆಸ್ತಾ ಹೋಗ್ತಾರೆ. ಅದು ನೈವೇದ್ಯ ಕೆಟ್ಟಿರ್ತೀವಲ್ಲ, ದೇವ್ರು ಬಂತಾನೆ ತಗೋಬೇಕೀಗ, ದ್ವಾಸ ಶುರು ಮಾಡ್ತಾರಲ್ಲ ದೇವ್ರು ಬಂದುಬಿಡ್ತಾನೆ ಅಂತ ಬಂದು ನೈವೇದ್ಯ ಸ್ವೀಕಾರ ಹೊರಟು ಬಿಡ್ತಾನಂತೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನೇಮಾವೃತಿ ಬಂಧ ಮೋಕ್ಷಾಹ ಯಶ್ಯಾ ಅಪಂಗನವ ಮಾತ್ರದ ಊರ್ಜಿತಾಸ ಹಿರಿಯಕ್ಕಟಾಕ್ಷ ಮರವತಿ ಅಜಿತಂ ನಮಾಮಿ. ಆಚಾರ್ಯರ ಸ್ತೋತ್ರ ಬರೀತಾ ಹೊಸ ಸಂವಿಧಾನ, ದೇವರಿ ನಮಸ್ಕಾರ, ಮಹಾಲಕ್ಷ್ಮಿ ನಮಸ್ಕಾರ, ಉಳಿದ ದೇವತೆ ನಮಸ್ಕಾರ. ಈ ರೀತಿ ಸಂವಿಧಾನದ ಯಾವ ಸ್ತೋತ್ರನೂ ಸಿಗೋದಿಲ್ಲ, ಒಂದೇ ಒಂದು. ತಾಯಿ ಸ್ತೋತ್ರ ಏನು ಅಂತ ತಿಳ್ಕೊಳ್ಳೋಕೆ ಹೋಗ್ಬಿಡಿ, ಎಷ್ಟು ವಂಡರ್ ಗೊತ್ತಾ. ಬ್ರಹ್ಮದೇವರು ಸ್ತೋತ್ರ ಮಾಡಬೇಕೀಗ. ಶೇಷಾಹಿ ವೈರಿ ಶಿವಚಕ್ರವನು ಪ್ರಧಾನ ಚಿತ್ರೋರು ಕರ್ಮರಚನಂ ಯಲಪಾಂಗಲೇಶ. ಒಂದಿಷ್ಟು ಬ್ರಹ್ಮದೇವರ ಮಹಿಮೆ ಇದೆ, ಇಷ್ಟು ಕೂಡ ಎಲ್ಲಿಂದ ಬಂತು, ಯಲಪಾಂಗಲೇಶ ವಾಸರಿತ್ಯ. ಇದೆಲ್ಲ ಮಹಾಲಕ್ಷ್ಮಿ ಅನುಗ್ರಹದಿಂದ ವಿಶ್ವಮಖಿಲಂ ವಿಧಧಾತಿ ಧಾತ. ಬ್ರಹ್ಮದೇವರ ಮಹಿಮೆ ಮುಗಿತು, ಎಲ್ಲಿಂದ ಇದು? ಮಹಾಲಕ್ಷ್ಮಿಯ ಕಟಾಕ್ಷದಿಂದ ಮಾಡ್ತಿದ್ದಾರೆ, ಮಹಾಲಕ್ಷ್ಮಿ ಮಹಿಮೆ ಆಯಿತು. ಅವರು ಎಲ್ಲಿಂದ ಬಂತು? ಹಿರಿಯತ್ ಕಟಾಕ್ಷ ಬಲವತಿ ಅಜಿತಂ ನಮ, ಕೃಷ್ಣನಿಂದ ಬಂತು. ಈ ರೀತಿ ಜೋಡಿಸ್ತಾ ಜೋಡಿಸ್ತಾ ಹೋಗ್ತಾರಲ್ಲ, ಹೇಗೆ ತಾರತಮ್ಯ ಕ್ರಮದಲ್ಲಿ ಚಿಂತನೆ ಮಾಡ್ತಾ ದೇವರ ಸ್ತೋತ್ರ ಮಾಡಿ ಹೇಳ್ಕೊಡ್ತಾರೆ. ದುಷ್ಮಂಚಿ ದುಷಿಯಲ್ಲಿ ಪೂಜೆ ಮಾಡಬೇಕು, ಹೌದಲ್ಲೋ? ಸುಲಭ ಪೂಜೆ ಮಾಡಿ. ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಹ ಜಾಯಂತಿ ವಿಷ್ಣು ಮೃಷಯೋ ಯದಪಾಂಗಲೇಶಂ. ಆಶ್ರಿತ್ಯ ಹೇಳ್ತಾರೆ, ಆಶ್ರಯಿಸಿಬಿಟ್ರೆ ಅವ್ರು ಏನಾಗ್ತಾರಂತ ಗೊತ್ತಾ? ಯಾನಪಿ ಸಮಾತ್ಯ ನಯಾತಿ ದುಃಖಂ ಹಿರಿಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಋಷಿಗಳ ಪೂಜೆಗಾಯ್ತು, ನೀತು ಶೇಷದೇವ್ರ ಪೂಜೆಗಾಯ್ತು, ಗರುಡದೇವ್ರ ಪೂಜೆಗಾಯ್ತು, ಬ್ರಹ್ಮದೇವ್ರ ಪೂಜೆಗಾಯ್ತು, ಮಹಾಲಕ್ಷ್ಮಿ ಪೂಜೆಗಾಯ್ತು. ಶ್ರೀಸ್ತುತಿ ಅಂತಾನೆ ಹೆಸರು ಅದಕ್ಕೆ. ಬರೆದಿದ್ದ ಅಷ್ಟಕ ಫಲಶ್ರುತಿ ಹೇಳ್ತಾರೆ, ಗಾಬರಿ ಆಗಿಬಿಡ್ಬೇಕು. ಏನ್ ಫಲ ಗೊತ್ತಾ ಅದಕ್ಕೆ? ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಥಂ ಸಾಕ್ಷಾತ್ ರಮಾ ಹರಿಮನ ಪ್ರಿಯಮುತ್ತಮಾರ್ಥಂ ಭಕ್ತ್ಯಾಪಟ ತ್ಯಜಿತ ಆತ್ಮನಿ ಸನ್ನಿಧಾಯ ಯ ಸ್ತೋತ್ರ ಮೇತದಭಿಯಾತಿ ತಯೋರಭೀಷ್ಟ. ಈ ಒಂದು ಸ್ತೋತ್ರ ಹೇಳಿಬಿಡಿ, ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳಿದಾಗ. ಈ ಶ್ಲೋಕ ಹೇಳಿಬಿಡಿ, ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ನಾವು ಇದನ್ನೇ ಅಂದ್ಕೊಳ್ಳೋದಿಲ್ಲ, ಅದರಿಂದ ಏನಾಗೋದೇ ಇಲ್ಲ. ಇದನ್ನ ಅಂದ್ಕೊಂಡ್ಬಿಡಿ ಸಾಕು, ಬೇಕಾದಾಗುತ್ತೆ ಅಂತ ಹೇಳ್ತಾರೆ. ಇಷ್ಟು ಭರವಸೆ ಯಾರು ಕೊಡ್ತಾರೆ ನಿಮಗೆ? ಯಾರೋ ಕೊಡೋದಲ್ಲ, ಅವ್ರು ಹೇಳಿದವರು ದೇವ್ರ ಫಲ ಕೊಡೋದಿಲ್ಲ ಅಂತವ್ರು ಆಚಾರ ಹೇಳ್ತಿರೋದು. ನಮಗೆ ಅದು ಅನುಭವ ತಂದ್ಬಿಟ್ರೆ ನೀವು ಜೀವನದಲ್ಲಿ ಆಪತ್ತೆ ಬರೋದಿಲ್ಲ ಅಂತ ಸ್ತೋತ್ರವನ್ನು ಆಚಾರ ಬರ್ಕೊಡ್ತಾರೆ. ಆಪಾದ ಬರೀ ಸ್ತೋತ್ರ ಮಾಡ್ತಾರೆ. ಒಂದು ಸ್ತೋತ್ರಕ್ಕೆ ಎಷ್ಟು ಅರ್ಥ ಇಡ್ತಾರೆ ಆಚಾರ್ಯರು. ಕವಿಚಿತ ಕುಂಡ್ರಪತಿ ಸಮಿತಿ ವಿಖಂಡನ ರಮಾವರ ವೀರಪ ಭವಮಮ ಶರಣಂ ಶುಭತಮ ಕಥಾಶಯ ಪರಮ ಸದೋಜಿತ ಜಗದೇಕ ಕಾರಣ ರಾಮ ರಮ ರಮಣ. ಸುಮ್ಮನೆ ಒಂದು ಪರಶುರಾಮದೇವರ ಸ್ತೋತ್ರ ಅರ್ಥ ಬಿಡಿಸಿದರೆ ಅವಿಜಿತ ಹೇ ಆ ಹೇ ವಿಜಿತ ಹೇ ಆ ಹೇ ವಿಜಿತ ಹೇ ಆ ಅಕ್ಷರಾಡಾಮ ಕಾರೋಸ್ವಿ ಹೇ ವಿಜಿತ ಹೇ ವಿಜಿತ ಅಂದ್ರೇನು? ವಿನಾಜಿತಂ ಸರ್ವಂ ಮೇನ ಸಹ ಗರುಡನಿಂದ ಜರಾಸಂದ್ರೇನು ಪುಡಿ ಪುಡಿ ಆಗುವುದು. ವಿನಾಜಿತಂ ಸರ್ವಂ ವಿ ಅಂದ್ರೆ ಗರುಡ, ವಿಪಕ್ಷ ಪರಮಾತ್ಮನೋ. ಅದಕ್ಕೆ ಹೇ ಅವಿಜಿತ ಕುಂಡ್ರಪತಿ ಸಮಿತಿ ವಿಖಂಡನ ಇನ್ನೊಂದು ಅರ್ಥ. ಅವಿಜಿತ ಕುಂಡ್ರಪತಿ ಸಮಿತಿ ಒಂದೇ ಪದ, ಅವಿಜಿತ ಕುಂಡ್ರಪತಿಯ ಸಮಿತಿಯನ್ನೇ ಖಂಡನ ಮಾಡಿದವನು. ಹೇ ಆ ಹೇ ಅವಿಜಿತ ಹೇ ಅವಿಜಿತ ಜಿತಂತೆ ಪುಂಡರೀಕಾಷ್ಟ ಜಿತಂತೆ ವಿಶ್ವಭಾವನ ರಮಾವರ ವೀರಪ್ಪ. ಏನು ವೀರಪ್ಪ ಯಾಕೆ ಬಂದ ಇಲ್ಲಿ? ವೀರಪ್ಪ ಏನು ವೀರಪ್ಪ ಇದು ಇರ್ತಾರ? ವೀರಪ್ಪ ವಿ ಗರುಡ ಈರ ವಾಯುದೇವರು ಅವರಿಬ್ಬರಿಗೆ ಪತಿ. ವಿಶ್ಚ ಈರಶ್ಚ ಈರೋ ವೀರೋ ಇದ್ದಾರೆ, ಅವರನ್ನ ಪಾಲನೆ ಮಾಡ್ತಾನೆ ಪರಮಾತ್ಮ. ವೀರಪ್ಪ ಅಂದ್ರೆ ಗರುಡ, ಇಬ್ಬರನ್ನ ಕೇಳ್ಬೇಕು ಈ ಮಧ್ಯೆ. ಗರುಡ ಯಾಕೆ ಇವರಾಗ್ಬೇಕು ಅಂದ್ರೆ, ಗರುಡ ವಾಹನ ವಾಯುವಾಹನ ಅವ್ರ ಮೇಲೆ ಕೂತಿದ್ದಾನೆ. ಇಬ್ಬರಾಗ್ಬೇಕಾದ್ರೂ ಸ್ವಾರಸ್ಯ ಇರಬೇಕಲ್ಲ. ಗರುಡ ವಾಹನ ಆಗಿದ್ದಾನೆ. ಇದರಿಂದ ಅರ್ಥ ಏನು ಅಂದ್ರೆ, ಪರಮಾತ್ಮನಿ ಪಾಪ ನಮಗೆ ಕಾರ್ ಇಲ್ಲದವ್ರ ಮುಂದಕ್ಕೆ ಹೋಗಕ್ ಬರೋದಿಲ್ಲ, ವೆಹಿಕಲ್ ಅವ್ರು ಸ್ಟಾಪ್ ಆಗಿಬಿಡುತ್ತೆ. ದೇವರಿಗೆ ಗರುಡ ವಾಹನವಾಗಿರೋದು ಗರುಡನ ಪುಣ್ಯನೇ ಹೊರತು ದೇವರ ಪುಣ್ಯ ಅಲ್ಲ ಅಂತ ಹೇಳಬೇಕಾಗಿತ್ತು. ಅದು ವೀರಪ್ಪ ಅವನನ್ನೇ ಪಾಲನೆ ಮಾಡೋನು ಇವನು, ಅದರಿಂದ ಯೋಚನೆ ಇಲ್ಲ. ಅದು ವಾಯುವಾಹನ, ವಾಯುದೇವರು ಅನುಗ್ರಹ ಮಾಡಿ ದೇವರು ರಕ್ಷಿಸಲಿ ಅಂತ ಹೊತ್ತಿದ್ದಾರೆ ಹೊರತು ದೇವರಿಂದ ಉಪಯೋಗ ಆಗಲಿ ಅಂತ ಅಲ್ಲ. ಅರ್ಥ ಮಾಡಿಕೊಂಡ್ರೆ ವೀರಪ್ಪ ಮಮ ಮಮ ಶರಣಂ, ಇನ್ನು ವೀರರನ್ನ ಪಾಲನೆ ಮಾಡ್ತಾನಲ್ಲ ವೀರಪ್ಪ. ಎಷ್ಟು ಬೇಕಾದ್ರೆ ಅರ್ಥ ಮಾಡಿ, ನೀವೀಗ ನಾವು ಸೋಲ್ಬೇಕೇ ಹೊರತು ಆಚಾರ್ಯ ಸೋಲೋದಿಲ್ಲ. ಯಾಕಂದ್ರೆ ಗೆಲ್ಲಕ್ಕೆ ಬಂದಿರೋದವರು. ಇವತ್ತು ಸಮುದ್ರ ಸ್ನಾನ ಮಾಡಿ ನಮಗೆ ಸುಸ್ತಾಗಬೇಕವ್ರು, ಸಮುದ್ರ ಹಾಗೆ ಇರುತ್ತೆ, ಒಂದು ಹನಿ ಕೂಡ ಕಡಿಮೆ ಆಗಿರೋದಿಲ್ಲ. ಆಚಾರ್ಯ ವಿಷಯ ಎಷ್ಟು ಅರ್ಥ ಮಾಡಿಕೊಂಡ್ರು ಕೂಡ ಆಚಾರ್ಯರು ಆಚಾರ್ಯರೇ, ನಾವು ನಾವೇನೆ. ಮಧ್ವಾಚಾರ್ಯರ ಬಗ್ಗೆ ಅವರಿವರು ಆಚಾರ್ಯ ಅಂತ ಹೇಳಬೇಕಾಗಿಲ್ಲ. ಆಚಾರ್ಯ ಅಂತ ಯಾರು ಹೇಳಿದ್ದಾರೆ ಗೊತ್ತಾ? ಉಪನಿಷತ್ ಹೇಳ್ತಾ ಇದೆ ಪ್ರಾಣ ಆಚಾರ್ಯ ಅಂತ ಹೇಳ್ತಾರೆ. ಪ್ರಾಣ ಆಚಾರ್ಯ ಉಪನಿಷತ್ತೇನ ಮಾತು. ಅದಕ್ಕೆ ವಾದಿರಾಸರು ಏನು ಮಾಡಿದ್ರು ಗೊತ್ತಾ? ಆಚಾರ್ಯ ಪೌನೋಸ್ವಾಕಂ ಅಂತ ಹೇಳಿದ್ರು. ಪ್ರಾಣ ಆಚಾರ್ಯ ಅನ್ನೋ ಉಪನಿಷತ್ತಿನ ಮಾತನ್ನೇ ಆಚಾರ್ಯ ಪೌನೋಸ್ಮಾಕಂ ಆಚಾರ್ಯ ನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವತಾ. ಆಚಾರ್ಯರು ಬರೀಬೇಕಾದ್ರೆ ಎಷ್ಟು ವಿಷಯಗಳು ಸೂಚನೆ ಮಾಡ್ತಾರೆ ಅಂದರೆ ಭಾರಿ ಕಷ್ಟ. ನಾವು ಅರ್ಥ ಮಾಡ್ಕೋತಾ ಹೋದಷ್ಟು ಕೂಡ ಭಾರಿ ಸುಲಭವಾಗಿ ತಿಳಿಯುತ್ತೆ. ವಾಮನ ರೂಪ ವರ್ಣನೆ ಮಾಡ್ತಾರೆ. ಮಾನವ ಮಾನವ ವಾಮನ ವಾಮನ ಮಾನವ ವೇಷ ದೈತ್ಯವರಾಂತಕ ಕಾರಣ ರೂಪ. ವಾಮನ ವಾಮನ ಮಾನವ ವೇಷ ದೈತ್ಯವರಾಂತಕ ಕಾರಣ ರೂಪ. ಒಂದು ಅರ್ಥ ನಮಗೆ ಗೊತ್ತು, ದೈತ್ಯವರನಿಗೆ ಅಂಥವನ್ನು ಮಾಡಿದವನು ಗೊತ್ತಿದೆ ಅರ್ಥ. ಬಲಿಚಕ್ರವರ್ತಿ ಇದು ಮಾಡಿದವನು ಅಂತ ಗೊತ್ತಿದೆ. ಒಡಗಿನ ಅರ್ಥ ಬೇರೆ ಇದೆ. ದೈತ್ಯವರ ಅಂತಕ, ದೈತ್ಯವರ ಅಂತಕ, ದೈತ್ಯವರ ದೈತ್ಯ ಅಂದ್ರೆ ಪ್ರಹ್ಲಾದ ರಾಜ. ಅವರಿಗೆ ವರ ಕೊಟ್ಟಿದ್ರು ಪರಮಾತ್ಮ. ಬೇರೆ ವರ ಕೊಟ್ಟಿದ್ರು ಏನಂತ? ನಾಯಾಂಚಯಾಹಂ ಪ್ರತಿಹನ್ಮಿತಂ ಬಲಿಂ ಅಂತ ವರ ಕೊಟ್ಟಿದ್ರು. ಅದಕ್ಕೆ ದೈತ್ಯನಿಗೆ ವರ ಕೊಟ್ಟಿದ್ರಲ್ಲ, ಅದರ ಅಂತಂ ಕರವತೀತಿ ದೈತ್ಯವರ ಅಂತಕ. ತಾನು ವರ ಕೊಟ್ಟವರನ್ನು ಸತ್ಯ ಮಾಡಿದ್ದಾನೆ ವಾಮನ ರೂಪದಿಂದ, ಅದಕ್ಕೆ ದೈತ್ಯವರ ಅಂತಕ ಕಾರಣ ರೂಪ. ಈ ರೀತಿ ಹೇಳ್ತಾ ಹೋದರೆ ಮತ್ತೆ ಹೇಳ್ತಾರೆ ಪರಮಾತ್ಮನ ಮಹಿಮೆಯನ್ನು ಹೇಳಬೇಕಾದ್ರೆ, ವರದ ಪರಮಾತ್ಮ ಎಲ್ಲರಿಗೂ ವಿಶೇಷ ವರವನ್ನು ಕೊಡ್ತಾನೆ, ಅನುಗ್ರಹ ಮಾಡ್ತಾನೆ ಅಂತ ತಿಳಿಸ್ತಾ ಮೊದಲೇ ಹೇಳಿದಂತೆ ಇದು ಕೊನೆಯ ಮೊದಲು ಇರೋದಿಲ್ಲ, ಅದರಿಂದ ನಾನು ಹೇಳೋದಕ್ಕೆ ಸಾಕಿನ ಬಿಟ್ಟುಬಿಡ್ತೇನೆ. ಆನಂದ ತೀರ್ಥ ಪರಾನಂದ ವರದ, ಆನಂದ ಮುಕುಂದ ಅರವಿಂದ ನಯನ, ಆನಂದ ತೀರ್ಥ ಪರಾನಂದ ವರದ. ಹರಿದಾಸ ಸಾಹಿತ್ಯಕ್ಕೆ ಪಲ್ಲವಿ ಬೇಕೋ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲ, ಅಂತರ್ಗತ ಪಲ್ಲವಿ ಬೇಕೋ ಸೀರತ್ ಕಟಾಕ್ಷ ಪಲ್ಲವಿ ತೇಜಿತಮ್ಮ ನಮಾಯ, ಪೂರ್ತಿ ಪಾದ ಪಲ್ಲವಿ ಬೇಕೋ ಆನಂದಶ್ಚ ಪದಂ ಒಂದೇ ಬ್ರಹ್ಮೇಂದ್ರಾದಿಭಿವಂದಿತಂ, ಅಂಕಿತ ಬೇಕೋ ಆನಂದ ತೀರ್ಥ ಪರಾನಂದ ವರದ, ಆನಂದ ಮುಕುಂದ ಅರವಿಂದ ನಯನ, ಆನಂದ ತೀರ್ಥ ಪರಾನಂದ ವರದ. ಅದಕ್ಕೆ ಎಷ್ಟು ಅರ್ಥ ಇದೆ, ಹೇ ಆನಂದ, ಹೇ ತೀರ್ಥ, ಹೇ ಪರ, ಹೇ ಆನಂದ ವರದ ಹೇಳ್ಬೋದು. ಹೇ ಆನಂದ ತೀರ್ಥ ಪರ ಆನಂದ ವರದ, ಆನಂದ ತೀರ್ಥ ಪರ ಆನಂದ ವರದ, ಆನಂದ ತೀರ್ಥ ಪರಾಣಾಂ ಆನಂದಂ ವರತ್ವೇರ ದದಾತೀತಿ ಆನಂದ ವರದ. ಆನಂದ ತೀರ್ಥ ಪರಾಣಾಂ, ಆನಂದ ತೀರ್ಥ ಮಧ್ವಶಾಸ್ತ್ರ, ಮಧ್ವಶಾಸ್ತ್ರವನ್ನೇ ಪರ ಅಂತ ಯಾರು ಓದ್ತಾರಲ್ಲ ಅವರಿಗೆ ಆನಂದವನ್ನು ಕೊಡ್ತಕ್ಕಂಥವನು ಪರಮಾತ್ಮ. ಮಹಾನಂದ ತೀರ್ಥಸ್ಯ ಯೇ ಭಾಷ್ಯಭಾಮಂ ಮನೋವಾಗ್ಭಿರಾವರ್ತಯಂತೆ ಸಶಕ್ತ್ಯ ಸುರಾಧ್ಯ ನರಾಂತ ಮುಕುಂದ ಪ್ರಸಾದ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಇನ್ನು ಸರಿಯಾಗಿ ಹೇಳಬೇಕು, ದ್ವಾದಶೋತ್ರ ಪೂರ್ತಿ ಅರ್ಥ ಆಗಬೇಕು ಅಂದರೆ ಸರ್ವರ ಪೂರ್ತಿ ಇಟ್ಕೊಂಡಿರ್ಬೇಕಷ್ಟೆ. ಯಾತಕ್ಕೆ ದ್ವಾದಶೋತ್ರ ಆಚಾರ್ಯರು ಬರೆದಿರುತ್ತೆ, ಸರ್ವರನ್ನ ಓದ್ಬಿಟ್ಟಿದ್ದೇವೆ, ಅನುಸಂಧಾನಕ್ಕೆ ಸ್ತೋತ್ರ ಮಾಡಬೇಕಾದ್ರೆ ದ್ವಾದಶೋತ್ರ ಇಟ್ಕೊಂಡು ಅಂತಾರೆ. ಅದಿಷ್ಟು ಅನುಸಂಧಾನ ಬರಬೇಕಾದ್ರೆ ಸ್ತೋತ್ರ ಮಾಡಬೇಕಾದ್ರೆ ಅದಿಷ್ಟು ಗ್ರಂಥ ಒಂದು ಕಡೆಗೆ, ದ್ವಾದಶೋತ್ರ ಒಂದೇ ಒಂದು ಕಡೆಗೆ. ಇನ್ನು ನಕಸ್ತುತಿ ಪ್ರಯೋಗಪಡಿತ ಆಚಾರ್ಯರು ಬರೆದರು, ಆಚಾರ್ಯ ಬಂದು ಒಪ್ಪಿಸಿದ್ರು. ತಕ್ಷಣ ಅವ್ರು ಏನು ಮಾಡಿದ್ರಂತೆ, ಉಳಿದವರಾಗಿದ್ದರೆ ಅಲ್ಲಿ ಸ್ಟಾಪ್ ಮಾಡ್ಬೋದಾಗಿತ್ತು, ಇಲ್ಲ ಇಲ್ಲ ಪಾದ್ವಸ್ಮಾನ ಶುರು ಮಾಡ್ತಾರೆ. ದೇವರ ಸ್ತೋತ್ರ ಅಲ್ಲಿ ಹರಿವಾಯು ಸ್ತುತಿ ಅಂದರೆ ಬರಿವಾಯು ಸ್ತುತಿ ಅಲ್ಲ, ಅವರೇ ಹೇಳಿದ್ದ ಹರೇ ವಾಯುದೇವಸ್ಯ ಚಾಸ್ಯ. ಆಚಾರ್ಯ ಸಮಾಧಾನ ಇಲ್ಲ, ಪ್ರತ್ಯೇಕವಾಗಿ ಬರಬೇಕು ಅಂತರ್ಗತ ಬರಬೇಕು, ಪ್ರತ್ಯೇಕವಾಗಿ ಬರಬೇಕು ಅಂತ ಹೇಳಿಬಿಟ್ಟು ಪಾದ್ವಸ್ಮಾನ್ ಬರೀತಾ ಇದ್ದಾರೆ. ಇದಕ್ಕೆ ಟೀಕಾರಾಯರು ಬರೀತಾರೆ, ಸುಧಾದಲ್ಲಿ ಬರೀತಾರೆ, ಒಂದು ಮಂಗಲಾಚರಣೆ ಆಚಾರ್ಯ ಮಾಡಿಬಿಡ್ತಾರೆ, ನಮ್ಮ ಸ್ವರೂಪ ಹೇಳ್ತಾರೆ, ಆದರೆ ಮತ್ತೊಂದು ಮಂಗಲಾಚರಣೆ ಮಾಡ್ತಾರೆ. ಯಾತಕ್ಕೆ ಅಂದರೆ ಟೀಕಾರಾಯರು ಬರೀತಾರೆ, ತಮ್ಮ ಪ್ರಶಂಸೆಯೊಂದಿಗೆ ಮುಗಿಸೋದು ಆಚಾರ್ಯರಿಗೆ ಇಷ್ಟ ಇಲ್ಲ, ಮತ್ತೊಮ್ಮೆ ದೇವರ ಸ್ತೋತ್ರ ಮಾಡ್ತಾರೆ ಅಂತ ಹೇಳ್ತಾರೆ. ಮೊದಲು ದೇವರ ಸ್ತೋತ್ರ, ತಮ್ಮ ಸ್ತೋತ್ರ, ಆಮೇಲೆ ದೇವರ ಸ್ತೋತ್ರ. ಯಾವ ಗ್ರಂಥ ಬೇಕಾದ್ರೂ ಎಷ್ಟೇ ತ್ರಿಣ್ಣ ಎಲ್ಲೆಲ್ಲಿ ಬಂದಿರುತ್ತೋ ಎರಡು ಮಂಗಲ ಶ್ಲೋಕ ಇರುತ್ತದೆ, ಮೊದಲೊಂದು ಆಮೇಲೊಂದು. ಅದಕ್ಕೆ ನಕಸ್ತೋತ್ರ ಪ್ರತ್ಯೇಕ ಮಾಡಿಬಿಟ್ಟು ಪಾಂತಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಧ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟ ನಾಟಿಕ ಪಟು ಪ್ರತ್ಯೇಕ ವಜ್ರಾಯಿತಾಹ ಅಂತ ವರ್ಣನೆ ಮಾಡಿ, ಶ್ರೀಮತ್ಕಂಠೀರವಾಸ್ಯ ಪ್ರತ ಸುನಖರ ದಾರಿತಾರಾತಿ ದೂರ ಪ್ರಧ್ವಸ್ತ ಧ್ವಾಂತ ಶಾಂತ ಪ್ರವಿತತ ಮನಸಾ ಭಾವಿತ ನಾಕಿ ವೃಂದೈ. ಈ ಶ್ಲೋಕ ನೋಡಿ ಮತ್ತೆ ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುರಕರಾಹ ಒಂದು ಅನ್ವಯ ಆಯಿತು. ಇನ್ನೂ ಬಿಡಿಸಿದರೆ ನಖಸ್ತುತಿ ಅಲ್ಲ ಇದು, ನೇರವಾಗಿ ಪರಮಾತ್ಮ ಶ್ರೀಮತ್ ಕಂಠೀರವಾಸ್ಯ ಅಲ್ಲಿಗೆ ಶೋಧನೆ ಮಾಡಿ ಸಂಬೋಧನೆ ಮಾಡಿದರೆ ಶ್ರೀಮತ್ ಕಂಠೀರವಾಸ್ಯ ಹೇ ಪ್ರತತ ತವ ಸುರಕರಾಹ ಪಾಂತು, ನಿನ್ನ ಉಗ್ರಗಳು ನನ್ನನ್ನು ಪಾಲಿಸಲಿ. ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಖರಾಹ, ಹೇ ಶ್ರೀಮತ್ ಕಂಠೀರವ, ಹೇ ಶ್ರೀಮತ್ ಕಂಠೀರವಾಸ್ಯ, ಹೇ ಪ್ರ ಅವಿ ಕಾ ಪ್ರವಿ ಸಂಭೂಮ ಸಖಾ ವಿಷ್ಣುವಾಚಕ, ಹೇ ಪ್ರ, ಹೇ ವಿ, ಹೇ ವಿ ದೇವನ ತೋಳು ಮತ್ತೆ ತತ ಪ್ರವಿ ತತ ಮನಸಾ ಭಾವಿತ ನಾಕಿ ವೃಂದೈಹಿ. ಆಚಾರ್ಯ ಒಂದೊಂದು ಮಾತುಗಳು ಕೊನೆಗೆ ಒಂದು ಮಾತು ಹೇಳಿಬಿಡ್ತಾರೆ, ಒಂದು ಕಡೆ ಹೇಳ್ತಾರೆ, ಗ್ರಂಥೋ ಎಂಬಿ ಭವರ್ಥ ಭಾಷ್ಯಂಚ ಅತ್ಯರ್ಥ ವಿಸ್ತಾರ ಬಹುಜ್ಞಾ ಏವ ಜಾನಂತಿ ವಿಶೇಷೇಣ ಅರ್ಥಮೇತಯೋಹೋ. ನಮ್ಮ ಗ್ರಂಥಕ್ಕೆ ಭಾರಿ ಅರ್ಥ ಇದೆ ಅಂತ ಹೇಳಿಬಿಟ್ಟಿದ್ದಾರೆ. ಅನುವ್ಯಾಖ್ಯಾನಕ್ಕೆ ಭಾಷ್ಯಕ್ಕೆ ಅಷ್ಟೇ ಅಲ್ಲ, ಅವ್ರ ಮಾತು ಮಾತಿಗೂ ಬಹಳ ಅರ್ಥ ಇದೆ. ಟೀಕಾರಾಯರು ಒಂದೊಂದು ಮಾತಿಗೆ ರಾಯರು ಹೇಳ್ತಾರೆ, ಪ್ರತಿವಾಕ್ಯಂ ಪ್ರತಿಪದಂ ಅನೇಕಾಕೂತಿ ಗರ್ಭಿತ ಪ್ರತಿಭಾತಿ ಸುಧಾ ಅಥಾಪಿ ಗ್ರಂಥಾಲ್ಪತ್ವಾಯ ನೋಚ್ಯತೆ ಅಂತ ಹೇಳಿದ ಮೇಲೆ ಟೀಕಾರಾಯರು ಹೇಳ್ತಾರೆ, ಪರಂ ಶ್ರೀಮತ್ ಪೂರ್ಣ ಪ್ರಭತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನ. ಆಚಾರ್ಯ ಒಂದೊಂದು ಮಾತಿಗೆ ಅಷ್ಟು ಅರ್ಥ ಇರಬಹುದು ಅಂತ ಹೇಳೋದಕ್ಕೆ ರಾಯರು ಕೊಟ್ಟ ಸೂಚನೆ ಇದು. ಟೀಕಾರಾಯರ ಮಾತಿನ ವರ್ಣನೆಯಿಂದ ಕೈಮುತ್ಯ ಮೋಹಯತ ಸತ್ಯವತಿ ಸುತೋಕ್ತ ಇದ್ದ ಹಾಗೆ ಆಚಾರ ಮಾತಿನ ಅರ್ಥ ಎಷ್ಟಿರಬಹುದು. ಇನ್ನು ವೇದವ್ಯಾಸರ ಮಾತಿಗೆ ಒಂದು ನಾಲ್ಕು ನೂರು ಅರ್ಥ ಅಂದ್ರೆ ಅರ್ಥ ಆಗುತ್ತೆ. ವಿಷ್ಣುಸಹಸ್ರ ನಾವು ಕೇಳಿದ್ರಲ್ಲ, ಹೊಸ ಕ್ರಾಂತಿ ಮಾಡಿದ್ರು ಆಚಾರ್ಯ ಮತ್ತೊಂದನ್ನು ಕಾಣ್ತೀರ. ಅರ್ಥದೃಷ್ಟಿಯಿಂದ ವಿಷ್ಣುಸಹಸ್ರ ಆದಂತ ನಾಮ ಇಲ್ಲ ಅಂತ ಹೇಳಿ ಆಯ್ತಲ್ಲ, ಇನ್ನೊಂದು ಕಾರಣ ಕೊಡ್ತೇವೆ ಅಂತ ಹೇಳ್ತಾರೆ ರೈತರೇ ಭಾಷೆದೊಳಗೆ. ಇನ್ನೊಂದು ಕಾರಣ ಏನು ಅಂದ್ರೆ, ಪರಮಾತ್ಮನಿಗೆ ವಿಶ್ವಂ ವಿಷ್ಣು ವಷಟ್ಕಾರ ಅದು ಬರೀ ನಾಮಗಳಲ್ಲ, ಅವೆಲ್ಲ ರೂಪಗಳು ಅಂತ ಹೇಳ್ತಾರೆ. ಸಹಸ್ರ ರೂಪಾವಳಿ ಅದು, ಬರೀ ನಾಮಾವಳಿ ಅಲ್ಲ, ಸಹಸ್ರ ರೂಪಾವಳಿ. ಬೇರೆ ಯಾವ ದೇವತೆಗಳಿಗೂ ಕೂಡ ಆ ನಾಮಕ್ಕೆ ರೂಪಾವಳಿ ಅಂತ ಕರೆದಿಲ್ಲ. ಇನ್ಮೇಲೆ ಕಾಪಿಯೊಳಗೆ ಕರಿಬೇಕಷ್ಟೆ, ಇನ್ಮೇಲೆ ಇದು ಹೇಳಿದ ಮೇಲೆ ಕರಿಬೇಕೇ ಹೊರತು ಇವರಿಗೆ ಯಾರು ಕರೆದಿಲ್ಲ. ಅವಿಷ್ಟು ರೂಪಾವಳಿಗಳು ಪರಮಾತ್ಮರು, ವಿಶ್ವ ಅಂತ ಒಂದು ರೂಪ, ವಷತ್ಕಾರ ಅಂತ ಒಂದು ರೂಪ, ವಸುಪ್ರದ ವಸುಪ್ರದ ಎರಡು ರೂಪಗಳು, ಮತ್ತೆ ಈ ರೀತಿ ಕೃಷ್ಣ ಕೃಷ್ಣ ಮೂರ್ನಾ ಕೃಷ್ಣರಲ್ಲೇ ಆ ರೀತಿಯಲ್ಲಿ ಹೆಸರುಗಳಿವೆ. ಈ ರೀತಿ ಹೇಳಿದಾಗ ಹೊಸ ಹೊಸ ಆಯಾಮವನ್ನು ತೋರಿಸ್ತಾರೆ. ಮಧ್ವ ಸಿದ್ಧಾಂತ ಓದ್ಲಕ್ಕೆ ಹೋದರೆ ನಮಗೆ 24 ತಾಸು ಏನೇನೂ ಆಗೋದಿಲ್ಲ, ಓದ್ತಾನೆ ಇರಬೇಕು ಓದ್ತಾನೆ ಇರಬೇಕು ಅಂತ ಅಮೂಲ್ಯ ಅರ್ಥಗಳ ಸುರಿಮಣೆ ಮಾಡ್ತಕ್ಕಂಥ ನಿಧಿ ಅದು. ಗೀತಾ ಭಾಷ್ಯ ಒಂದಕ್ಕೆ ಹೇಳ್ತಾರೆ, ಅವ್ಯಯಂ ಸತತಮಪ್ಯುಪಭುಕ್ತ್ಯ. ಗೀತಾ ಭಾಷ್ಯ ಒಂದೇ, ಎಷ್ಟು ಓದಿದರೂ ಮುಗಿಯೋದಿಲ್ಲ ಅಂತ ಹೇಳಿದರೆ ಇಡೀ ಸರ್ವಗಳ ಓದಿದ್ರೆ ಮುಗಿಯುತ್ತಾ ಹಾಗಿದ್ರೆ ಎಂದೆಂದೂ ಮುಗಿಯೋದಿಲ್ಲ. ಗೀತಾ ಭಾಷ್ಯ ಒಂದಕ್ಕೆ ಹೇಳಿದ ಮಾತು, ಒಬ್ಬ ತಂದೆ ಬೇರೆಯವ್ರಿಗೆ ಹೋಗ್ಬೇಕಾದ್ರೆ ಬರೋವರಿಗೂ ಇರಲಿ ದುಡ್ಡು ಖರ್ಚಿ ದುಡ್ಡು ಕೊಟ್ಟು ಹೋಗ್ತಾರೆ. ಎಷ್ಟು ಕೊಟ್ಟು ಹೋಗ್ತಾರೆ ಗೊತ್ತಾ, ಒಂದು ತಿಂಗಳು ಹೋಗ್ತೀವಿ ಅಂತ 2 ತಿಂಗಳು ಆಗಿಬಿಟ್ರೆ ಇವರೆಲ್ಲ ಸಾಲ ಮಾಡಿಕೊಡ್ಬೇಕಾಗುತ್ತೆ ಅಷ್ಟೊತ್ತಿಗೆ. ಒಂದು ತಿಂಗಳು 2 ತಿಂಗಳು ಸ್ವಲ್ಪ ಏನಾದ್ರು ಲೇಟ್ ಆಗಿಬಿಟ್ರೆ ಫಜೀತ ಆಗಿಬಿಡ್ತಾರೆ. ಆಚಾರ್ಯ ಹಾಕೊಳ್ಳಿಲ್ಲ, ಬದಿಗೆ ಹೋಗ್ಬಿಡ್ತೀವಿ ಅಂತ ಹೇಳಿದವರು ಏನು ಮಾಡಿದ್ರು ಗೊತ್ತಾ, ಗೀತಾ ಭಾಷೆ ಬರ್ಕೊಟ್ಟೋದ್ರೆ ಅವ್ಯಯಂ, ಎಷ್ಟು ದಿವಸ ಹೋದ್ರೆ ಮುಗಿಯೋದಿಲ್ಲ ಅಂತ ಗ್ರಂಥ ಕೊಟ್ಟೋದ್ರೆ. ಒಂದು ಗೀತಾ ಭಾಷೆಯಲ್ಲಿ ಅವ್ಯಯವಾದ ನಮಗೆ ಅಚ್ಯುತ ಪ್ರೇಷ್ಠರಿಗೆ ಒಂದು ಕೊಟ್ಟು ಹೋಗಿದ್ರೆ ನಾವು 37 ಕೊಟ್ಟಾಗಿದ್ದಾರೆ ಆಚಾರ್ಯರು. ಅಲ್ಲಿವರೆ ಎಷ್ಟು ಭಾಗ್ಯವಂತರು ನಾವು, ಅಚ್ಯುತ ಪ್ರೇಷ್ಠ ಗೊತ್ತಿಲ್ಲ ಅಂತ ತಿಳ್ಕೋಬಾರದು. ಮತ್ತೆ ನಮಗೆಷ್ಟು ಅನುಗ್ರಹ ಮಾಡಿ ಊಹೆ ಮಾಡಬೇಕಷ್ಟೇ. 37 ಗ್ರಂಥ ಇಟ್ಕೊಂಡ್ಬಿಟ್ಟು ನಾವು ಚೋಡಿಪತಿ ಸುತ ನೆನೆಸಿ ಕೈ ದುಗ್ಗಾಣಿ ಗೊದ್ದುವ ತೆರದಿ ರಾಜನ ಮಗ ಅಮ್ಮ ತಾಯಿ ಅಂತ ಬಟ್ಟೆಯನ್ನ ಭಿಕ್ಷೆ ಬೇಡಿ ಆಗಿರಬೇಕು. ಮಧ್ವಾಚಾರ ಸರಮುರುಗ ಅಂತ ಇಟ್ಕೊಂಡವ್ರು ಏನಾದ್ರು ಇನ್ನೊಂದು ಕಡೆ ಹೋಗಿಬಿಟ್ರೆ ಅವ್ರು ಭಿಕ್ಷುಕರಿಗಿಂತ ಹೋಪ್ಲೆಸ್ ಆಗ್ತಾರೆ ಅಂತ ಕೆಲಸ ಮಾಡಬಾರದು ಅಂತ ತಾತ್ಪರ್ಯ. ಆಚಾರ್ಯ ಇಷ್ಟೆಲ್ಲ ಮಹಿಮೆಗಳನ್ನು ಹೇಳಿ ದ್ವಾದಸ್ತೋತ್ರ ನಖಸ್ತುತಿ ದಶೋಪನಿಷತ್ ಭಾಷ್ಯಗಳು ಗೀತಾ ಭಾಷ್ಯ ತಾತ್ಪರ್ಯ ತಂತ್ರಸಾರ, ತಂತ್ರಸಾರದ ಬಗ್ಗೆ ತುಂಬಾ ಹೇಳ್ತಾ ಹೇಳ್ತಾರೆ, ನಾವು ಬಾಡಿ ಕಡಿಮೆ ಹೇಳಿದ್ದೇವೆ, ಆದರೆ ಒಂದು ನೆನಪಿರಲಿ ನಿಮಗೆ. ಯಾವತ್ತೋ ಶರನುಷ್ಠಾನೆ ಕರ್ಮಪೂರ್ತಿರ್ನ ವಿದ್ಯತೆ ತಾವತ್ ಸಮಸ್ತಂ ಕಥಿತಂ ಅಸ್ಮಿನ್ ತಂತ್ರೇ ಯಥಾವಿಧಿ. ಎಷ್ಟು ಮಿನಿಮಮ್ ಕರ್ಮಾಚರಣೆ ಮಾಡದೆ ಹೋದರೆ ನಮಗೆ ಕರ್ಮ ಬಿಟ್ಟ ಪಾಪ ಬರುತ್ತಲ್ಲ, ದೋಷ ಬರುತ್ತಲ್ಲ, ಕರ್ಮಪೂರ್ತಿ ಆಗೋದಿಲ್ಲ ಅನಿಸುತ್ತಲ್ಲ, ಹಾಗಾಗದಂತೆ ಬರೆದಿದ್ದೇವೆ ಅಂತ ಹೇಳ್ತಾರೆ. ಅದನ್ನು ಓದಿದರೆ ಕರ್ಮಲೋಪ ಆಗಲೇಬಾರದು, ಆ ರೀತಿ ಆಚಾರ ಮಾಡಿಕೊಟ್ಟಿದ್ದಾರೆ. ಜಪ ಧ್ಯಾನ ಹುತಾಚಾದೀನ್ ಏವಮ್ಯ ಕುರುತೇ ಸದಾ. ಇಲ್ಲಿ ಹೇಳಿದಾಗ ಜಪ ತಪ ಹೋಮ ಹವನ ಮಾಡಿ ನಿಮಗೆ ಬೇಕಾ ಸಿಗುತ್ತೆ ಧರ್ಮ, ಅವನ ನಾಶ್ಯ ದುರ್ಲಭ, ಸಿಗದೇ ಇರೋದಿಲ್ಲೇ ಇಲ್ಲ ಅಷ್ಟು ಸಿಗುತ್ತೆ ಎಂದು ಭರವಸೆ ಕೊಡುತ್ತಾರೆ. ಮಂತ್ರಗಳ ಫಲ ಹೇಳ್ತಾರೆ, ಮಂತ್ರ ಒಂದೊಂದು ಫಲಕ್ಕೆ ಏನೇನು ಸಿದ್ಧಿ ಬೇಕೋ ಹೇಳ್ತಾರೆ. ಅವು ತಂತ್ರಸಾರ ಒಂದಿದ್ರೆ ಅದನ್ನು ಓದಿದ್ರೆ ಅಲ್ಲ ಕೇಳಿದ್ರೆ ಸಾಕು, ಅರ್ಥ ಆಗಿದ್ರೆ ಬೇಡ, ಬರೀ ಪಾರಾಯಣ ಮಾಡಿದ್ರೆ ಸಾಕು. ಗ್ರಂಥೋ ಎಂ ಪಾಠ ಮಾತ್ರೇಣ ಸಕಲಾಭಿಷ್ಟ ಸಿದ್ಧಿತ. ಬರೀ ಪಾಠ ಮಾಡ್ತಿದ್ರೇನೆ ಕೇಳಿದ್ದೆಲ್ಲ ಕೊಡುತ್ತೆ. ಇಷ್ಟು ಪರಿಸ್ಥಿತಿ ಹೇಳಿ 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 ನಮಗೇನು ಮಾಡಿದ್ದಾರೆ ಅಂದರೆ, ಇವತ್ತು ಇನ್ನೊಂದು ಕಡೆ ಎಲ್ಲೆಲ್ಲೂ ಹೋಗಬಾರದು, ಲೌಕಿಕದಲ್ಲಿ ಪರತೆ ಬರಬಾರದು, ಅಧ್ಯಾತ್ಮ ತುಂಬಿ ತುಳುಕಬೇಕು ಅಂತ ನಿಜವಾದ ಐಶ್ವರ್ಯ ಕೊಟ್ಟ ಗುರುಗಳು ಅಂದರೆ ಶ್ರೀಮದ್ ಆಚಾರ್ಯರು. ಇನ್ನೇನೇ ಕ್ಯಾಶ್ ಕೊಟ್ಟರು ಕಳೆದು ಹೋಗ್ತಿತ್ತು, ಅದು ಕೊಟ್ಟಿದ್ದಕ್ಕೆ ಏನಾಯ್ತಾಗ ಯಾವ ಕಾಲಕ್ಕೂ ಸುಭದ್ರವಾದ ವ್ಯವಸ್ಥೆ. ಇವತ್ತು ಹಣಕಾಸು ಕೊಟ್ಟರು ಆಸ್ತಿ ಮಾಡಿ ಹೋಗಿಬಿಟ್ರೆ ಹೇಗೆ ಉಳಿಯುತ್ತಲ್ಲ, ದೊಡ್ಡ ಸರುಮೂಲಗಳಂತಕ್ಕ ಆಸ್ತಿಯನ್ನು ಶ್ರೀಮದ್ ಆಚಾರ್ಯರು ಕೊಟ್ಟಿದ್ದಾರೆ. ಅಂತೇಕ ಜಯತಿ ದೃಢಯ ಬರೀತಾರೆ, ಸರುಮೊದಲು ಒಂದ್ ಕಡೆ ಒಂದ್ ಕಡೆ ಸೇರಿಸಬಾರ್ದು ಎಲ್ಲರೂ ಕೂಡ, ಕೃಷ್ಣಾವರ್ತ ಬಾಣದಲ್ಲಿ ಸೇರಿಸ್ಬಿಟ್ರೆ ಮೂರು ಹೋಗ್ತಿತ್ತು, ಸೇರಿಸೋದಿಲ್ಲ ಯಾತಕ್ಕೆ, ಅದು ದೊಡ್ಡವರತ್ತ ಬಿಟ್ಟು ಹೋಗಬಾರದು, ಸಪರೇಟ್ ಇಡ್ತಾರದು. ಜಯಂತಿ ನಿರ್ಣಯ ದೇವಕಿ ಜಯಂತಿ ನಿರ್ಣಯಂ ಚಕ್ರೆ ದೇವಕಿ ಗರ್ಭ ಜನ್ಮನಃ, ಇದು ಮಾಡಲೇಬೇಕಾದ ವ್ರತ, ಇದು ಆಪ್ಷನ್ ಅಲ್ಲ, ಕಂಪಲ್ಸರಿ. ಯಾರು ವ್ರತವನ್ನು ಮಾಡೋದಿಲ್ಲಲ್ಲ, ಅವತ್ತು ಆಹಾರ ತಗೊಂಡು ಬಿಟ್ರೆ ಯೋಧಿ ದುಂತೆ ತದ್ದಿನೆ ಮೋಹಾತ್ ಪೂಯ ಶೋಣಿತ ಮತ್ತಿ ಸಹ ರಕ್ತ ಕೀವು ಮಾಂಸಗಳು ತಿಂದವನ್ನು ಪಾಪವನ್ನು ಕಟ್ಟಿಕೊಳ್ತಾನೆ ಅಂತ ಹೇಳ್ತಾ ಅನುಷ್ಠಾನವನ್ನೆಲ್ಲ ತಿಳಿಸಿಕೊಡ್ತಾರೆ ಆಚಾರ್ಯರು. ಅನಂತರ ಮುಖ್ಯವಾಗಿ ಇಂಥ ಗ್ರಂಥಗಳ ಸಾಲಿನೊಳಗೆ ಯತಿ ಪ್ರಣವ ಕಲ್ಪ, ಯತಿಗಳಿಗೆ ಹೇಗೆ ನಿತ್ಯದಲ್ಲೂ ಕೂಡ ಅನುಸಂಧಾನ ಕ್ರಮ ಪ್ರಣವೋಪದೇಶ ಕ್ರಮ ಎಲ್ಲ ಹೇಳಿಕೊಡ್ತಾರೆ. ಒಂದು ಮಾತು ಹೇಳುತ್ತಾರೆ, ಸರ್ವೇಶಾಂ ಅಭಯಂ ದತ್ವ ವಿರಕ್ತ ಪ್ರವರದೇ ಧರಿಂ ಧ್ಯಾಯ. ಯತಿಗಳಾಗೋದು ಅಂತ ಕೇಳಿದರೆ ಎಷ್ಟೋ ಜನಗಳು ಒಬ್ಬರ ಮತಾಚಾರ ಯತಿಗಳು ಯಾಕಾದರೂ ಗೊತ್ತೇನು, ನಿಮ್ಗೆ ಕೇಳಿದ್ರೆ ಆಶ್ಚರ್ಯ ಆಗಿಬಿಡುತ್ತೆ. ಹೆಂಡತಿ ಹೇಳಿದ ಅಡಿಗೆ ಮಾಡಲಿಲ್ಲವಂತೆ ಯಾರೋ ಬರ್ತಾರೆ ಅಂತೇಳಿ ಸಿಟ್ಟು ಬಂದು ಸನ್ಯಾಸಿಗಳಾಗಿಬಿಟ್ರೆ ಏನು ಆಶ್ಚರ್ಯ ಎಷ್ಟಾಗ ಆಶ್ಚರ್ಯನೇ ಆಶ್ಚರ್ಯ, ಡೆಸ್ಪರೇಟ್ ಸನ್ಯಾಸ ಆದವತ್ತು. ಇನ್ನು ಕೆಲವರು ಜನೋನಮೆಯನ್ನ ಪರತೇತಿ ಮತ್ವ ಶತಶ್ಚತುರ್ಥಾಶ್ರಮ ವೇಷ ಭೇಜೆ. ಒಬ್ಬರು ನೋಡಿದ್ರೆ ನಮಸ್ಕಾರ ಬೇಕಾಗಿತ್ತು, ಇನ್ನೊಬ್ಬರು ನೋಡಿ ಹೆಂಡತಿ ಮಾತು ಕೇಳಲಿಲ್ಲ. ಆಚಾರ್ಯ ಹೇಳ್ತಾರೆ ಹಾಗಲ್ಲ ಸನ್ಯಾಸ ತಗೊಳ್ಳೋದು ಅಂತ. ಕೆಲವರಂತೂ ನಾಪತ್ತೆಯಾಗಿರ್ತಾರೆ, ಹುಡುಕಿರೆ ಎಲ್ಲ ಸ್ವಾಮಿಗಳ ಕೂತಿದ್ರೆ ಸುದ್ದಿ ಬರುತ್ತಾ ಬೇನೆ. ಹೀಗಾಗಬಾರದು. ಸರ್ವೇಶಾಮ ಭಯಂ ತತ್ವ ಒಂದೇ ಮಾತನ್ನು ಹೇಳಬೇಕಾದ್ರೆ, ಒಬ್ಬ ವ್ಯಕ್ತಿ ಆಫೀಸ್ ಬಿಟ್ಟು ಹೋಗಬೇಕಾದ್ರೆ ರಿಲೀವ್ ಆಗಿ ಹೋಗ್ತಾರಲ್ಲ, ಆ ರೀತಿ ಹೋಗ್ಬೇಕೆ ಹೊರತು ಅಪಸ್ಕಾಂಡ್ ಆಗಿ ಹೋಗಬಾರ್ದು ಅಂತ ಹೇಳ್ತಾ. ರಿಲೀವ್ ಆಗಿ ಹೋಗ್ಬೇಕು, ಡೋಟ್ಯೂ ಸರ್ಟಿಫಿಕೇಟ್ ತೊಗೊಂಡು ಹೋಗ್ಬೇಕೆ ಹೊರತು ಹಾಗೆ ಹೋಗಬಾರ್ದು. ಅದಕ್ಕೆ ಹೆಂಡತಿ ಮಕ್ಕಳು ಎಲ್ಲರಿಗೂ ಒಪ್ಪಿಸಿ ಹೋಗಬೇಕು. ಈ ಮಾತು ಹೇಳಿದ್ದಕ್ಕೆ ರಾಯರು ಏನ್ ಮಾಡಿದ್ರು ಗೊತ್ತಾ, ಬಾಲ ಭಾರ್ಯ ಬಾಲಕೋ ನೋಪನೀತಃ ಬಾಲಶ್ಚಾಹಂ ನಾಶ್ರಮೇ ಮೇಸ್ತಿ ವಾಂಚ. ಆ ರಾಯರಿ ವೆಂಕಟರಾತ್ರಿ ಮಾತು ಹೇಳಬೇಕಾದ್ರೆ ಸರ್ವೇಶಾ ಮಹಯಂ ತತ್ವ ಈ ಮಾತನ್ನು ಇಟ್ಕೊಂಡು ನಡೆದಿದ್ದಾರೆ. ಸನ್ಯಾಸಾಶ್ರಮ ವಿದ್ಯುಕ್ತವಾಗಿ ಕದ್ದು ಮುಚ್ಚಿ ಆದ್ರೆ ಸನ್ಯಾಸಾಶ್ರಮ ಅಲ್ಲ, ಅದು ಓಪನ್ ಆಗಿ ಆಗಬೇಕು. ವಿಶೇಷವಾಗಿ ತಿಳಿಸಬೇಕು, ಅರ್ಹತೆ ಇರಬೇಕು ಅವರಿಗೆ, ಆ ಕೊಡಬೇಕು. ತಗೊಳ್ಳೋರಿಗೆ ಅರ್ಹತೆ, ಕೊಡೋರಿಗೆ ಅರ್ಹತೆ ಇದ್ದು ಬಿಟ್ರೆ ಆಗ ಸನ್ಯಾಸಿಗಳು ನೋಡಿ ಆ ಸನ್ಯಾಸಾಶ್ರಮದಲ್ಲಿ ವಿಭೂತಿ ರೂಪ ಪರಮಾತ್ಮ ಇಟ್ಟಿರ್ತಾನಂತೆ. ಸನ್ಯಾಸಾಶ್ರಮ ವಿಭೂತಿ ರೂಪ ಪರಮಾತ್ಮ ಇಟ್ಟಿರ್ತಾನಂತೆ. ಇಡದೆ ಹೋಗಿದ್ರೆ ಬೇಜಾರು ಸ್ವಾಮಿಗಳು ಇವತ್ತು ಇಷ್ಟು ವಿಶ್ವವಿಖ್ಯಾತವಾಗಿರಲು ಸಾಧ್ಯ ಇರ್ತಿತ್ತ? ವಿಶ್ವವಿಖ್ಯಾತ ವಿಶ್ವವಿಖ್ಯಾತನೇ. ಇವತ್ತು ಜಗತ್ತಿನೊಳಗೆ ಬಹುಶಃ ಒಂದೆರಡು ಯೂನಿವರ್ಸಿಟಿ ಅಂತ ಕರಿಬಾರದು. ವಿಶ್ವದೇ ವಿದ್ಯಾನಿಲಯವಾದರೆ ಎಷ್ಟು ಜ್ಞಾನ ಇರಬೇಕೋ ಅಷ್ಟು ಜ್ಞಾನ ಭಂಡಾರದ ಬದ್ಧಶಾಸ್ತ್ರವನ್ನ ಜಗತ್ತಿಗೆ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಮೂಲಕ ಏನು ಮಾಡಿಕೊಡ್ತಾ ಇದ್ದಾರೆ ಅದನ್ನು ಊಹೆ. ಅವ್ರ ಕೆಲಸಗಳು ಸಾವಿರಾರು, ಒಂದೊಂದು ಸಾವಿರ ಹೇಳೋ ಮಾತುಗಳು. ಅವರು ವಿದ್ಯಾಪೀಠ ಸಾಕು, ಶಿಷ್ಯರು ಸಾಕು, ಅವರ ಪ್ರವಚನ ಕೌಶಲ ಸಾಕು, ಗ್ರಂಥರಚನೆ ವಿಷಯ ಸಾಕು, ಅವರ ಸೌಜನ್ಯ ಸಾಕು, ಕೊನೆಗೆ ಅವ್ರ ನಗು ಮುಖ ಸಾಕು ನಮ್ಮನ್ನ ಅಂತ ಹೇಳಬೇಕು. ಇಂಥ ಹಿರಿವೆ ಇಲ್ಲಿಂದ ಬಂತು. ದೇವರು ಸನ್ನಿಧಾನ ಇಡ್ತಾನೆ, ಅದಕ್ಕೆ ಸರಿಯಾಗಿ ಸನ್ಯಾಸಾನ ಇಡ್ತಾನೆ ಅಂತ ಹೇಳ್ತಾರೆ. ಯಂತ್ರೋದ್ಧಾರಕ ಪ್ರಾಣದೇವರ ಹತ್ರ ಸನ್ಯಾಸ ಆಗಿದೆ. ನಮಗೆ ಮಾಧುರಿ ಭಾರಿ ಹೆಮ್ಮೆ, ಘಟ್ಟದ ಕೆಳಗಿನವರಿಗೆ ಭಾರಿ ಹೆಮ್ಮೆ, ಪೇದಾಸರು ನಮ್ಮವರು ಅಂತೇಳಿ ಅಲ್ಲಿ ಹುಟ್ಟಿದ್ದಾರೆ ಅಂತ ಭಾರಿ ಹೆಮ್ಮೆ. ನಮಗೆ ಭಾರಿ ಹೆಮ್ಮೆ, ಇಲ್ಲಿ ಸನ್ಯಾಸ ತಗೊಂಡ್ರು ನಮಗೆ ಭಾರಿ ಹೆಮ್ಮೆ. ಅದರಿಂದ ನಮಗೆ ಇಲ್ಲಿ ಸನ್ಯಾಸ ತಗೊಂಡು ಘಟ್ಟದ ಮೇಲೆ ಬಂದರು, ಹುಟ್ಟಿ ಅಲ್ಲಿದ್ದಾರೆ. ಅದರಿಂದ ಸನ್ಯಾಸ ವಿಶ್ವೇಶ ತೀರ್ಥರು ವಜ್ರಾಶ್ರಮದಲ್ಲಿ ಏನ್ ಮಾಡಿದ್ರು ಗೊತ್ತಾ, ಮನೆಯಿಂದ ಹೊರಗುಟ್ಟಿದ್ರು ಜಗತ್ತಿಗೆ ತಲುಪಿದ್ರು. ಇವರು ಘಟ್ಟದ ಇಲ್ಲಿ ಬಂದು ಹೊರಗೆ ಸನ್ಯಾಸ ತಗೊಂಡ್ರು, ಎಲ್ಲ ಕಡೆ ಬಿಟ್ಬಿಟ್ರು. ಮತ್ತೆ ಮನೆಯಿಂದ ಹೊರಗೆ ಘಟ್ಟದ ಮೇಲೆಯಿಂದ ಹೊರಗೆ ಸ್ವಾಮಿಗಳು ಬಂದಿದ್ದಾರಲ್ಲ, ಒಂದು ಆದೃಷ್ಟಿಯಿಂದ ವಾಜರಾಜ ಸ್ವಾಮಿಗಳಂತೆ. ಇವತ್ತು ವಾಜರಾಜ ಸ್ವಾಮಿಗಳಂತೆ ಯಾಕೆ ಗೊತ್ತಾ, ಇವತ್ತು ನಾಲ್ಕು ಪರ್ಯಾಯ ಮುಗಿಸ್ಬಿಟ್ಟಿದ್ದಾರೆ ಆಗ್ಲೇನೆ. ಆ ರೀತಿ ಮುಗಿಸಿದ ವಾಜರಾಜ ಸ್ವಾಮಿಗಳು ಐದನೇ ಪರ್ಯಾಯಕ್ಕೆ ಹೇಗೆ ವಾಜರಾಜ ಸ್ವಾಮಿಗಳು ಐದನೇ ಪರ್ಯಾಯವನ್ನು ಕರುಣೆಯಿಂದ ಏನ್ ಮಾಡಿದ್ರಂತೆ, ತಮ್ಮ ಶಿಷ್ಯರಿಗೆ ಬಿಟ್ಟುಕೊಂಡಿರುತ್ತೆ ವೇದವೇದ್ಯರಿಗೆ. ಅವ್ ಇನ್ನೊಂದು ಪರ್ಯಾಯ ಮಾಡ್ತಾರೆ, ಒಟ್ಟು ಐದು ಮಾಡಿದ್ದವರು. ಇವತ್ತು ಅದೇ ರೀತಿ ಬಹುಶಃ ನನಗೆ ಅನಿಸ್ತಾ ಇದೆ, ವಾಜರಾಜ ಸ್ವಾಮಿಗಳು ದಾಖಲೆ ಅಂತ ಹೊಸದಾದ ದಾಖಲೆ ಅಂತ ಕೇಳಿದರೆ ಅವರು ಐದು ಪರ್ಯಾಯನೂ ಮಾಡಿದರು, ಒಂದು ಪರ್ಯಾಯ ಪೂರ್ತಿ ಶಿಷ್ಯರ ಕೈಯಲ್ಲಿ ಮಾಡಿಸಿದ್ರು. ಬಹುಶಃ ಈ ಸರ್ ಸ್ವಾಮಿಗಳು ಏನ್ ಮಾಡ್ತಾರೆ ಅಂದ್ರೆ ನಾಲ್ಕು ಪರ್ಯಾಯ ಪೂರ್ತಿ ಮಾಡಿದ್ದಾರೆ, ಈ ಶಿಷ್ಯರ ಸಮೇತರೆ ಐದನೇ ಪರ್ಯಾಯ ಮಾಡ್ತಾರೆ. ಆ ಮೂಲಕವಾಗಿ ಹೊಸ ಒಂದು ಕ್ರಾಂತಿ ಮಾಡಿಬಿಡ್ತಾರೆ ಅಂತ ಅನಿಸ್ತಾ ಇದೆ. ಅದು ನಿಜವಾಗ್ಲೂ ವಾಜರಾಜ ಸ್ವಾಮಿಗಳ ಪೂರ್ಣಾನುಗ್ರಹದ ಸಂಕೇತ ಹೊರತು ಮತ್ತೊಂದಲ್ಲ. ಈ ರೀತಿ ಒಬ್ಬ ಸ್ವಾಮಿಗಳು ನಮ್ಮ ಎದುರಿಗಿದ್ದಾರೆ, ಇದ್ದವು ಅನಂತರ ಯೋಚನೆ ಮಾಡಿದರೆ ನಾವು ಕೆಲವೊಮ್ಮೆ ಇದ್ರು ಅಂತ ಹೇಳಬೇಕಾಗತ್ತೆ. ಆದ್ರೆ ಇವತ್ತು ಇದ್ದಾರೆ ಅಂತ ಹೇಳೋ ಭಾಗ್ಯ ಸಾಮಾನ್ಯವಾದ ಭಾಗ್ಯ ಅಲ್ಲ. ಸಮಾಜ ಕಲಿಬೇಕು ಇವತ್ತಿನ ದಿವಸ. ವರಿಷ್ಠ ಏನನ್ನೋ ಮಾಡಿ ಹೆಸರು ಮಾಡೋದಲ್ಲ, ಧರ್ಮದಲ್ಲೇ ಇರೋದು. ಜನಗಳಿಗೆ ದಾನ ಮಾಡಿಕೊಂಡ್ರೆ ಆಸ್ತಿ ಆಗ್ತದೆ, ಇನ್ನೊಬ್ಬರಿಗೆ ಕೊಟ್ಟರೆ ಅದು ದಾನ ಆಗ್ತದೆ, ಗೊತ್ತಾಯ್ತಾ? ಇನ್ನೊಬ್ಬರಿಗೆ ಕೊಟ್ಟ ತಾನು ತಿಂದ್ರೆ ಊಟ, ಇನ್ನೊಬ್ಬರಿಗೆ ಕೊಟ್ಟರೆ ಅದು ವಿಶೇಷ ಸಂತರ್ಪಣೆ ಅಂತ ಕರೀತಾರೆ. ಇವತ್ತು ಜೀವನದಲ್ಲಿ ಆ ರೀತಿ ಕೊಡೋದು ಇದೆ, ಶಾಶ್ವತವಾದ ಆಸ್ತಿ ಕೊಡತಕ್ಕಂತ ಕೆಲಸವನ್ನ ಸ್ವಾಮಿಗಳು ಮಾಡಿದ್ದಾರೆ ಅಂದ್ರೆ ಇನ್ನೂ ಹೇಳಬೇಕು. ನಾನು ಮಧ್ವ ಸಿದ್ಧಾಂತ ಭಾರಿ ದೊಡ್ಡದು ಅಂತ ಹೇಳೋದಕ್ಕೆ ಬೇಜಾರು ಸ್ವಾಮಿಗಳು ಸಾಕ್ಷಿ ಅಂದ್ರೆ ಮೂದಬೇಕಷ್ಟೇ. ಇಲ್ಲದೆ ಹೋಗಿದ್ರೆ ಎಲ್ಲರಿಗೂ ಪ್ರಿಯವಾಗಿ ಇಂತಹ ಕಾಲದೊಳಗಿರೋ ಸಾಧ್ಯತೆ ಇತ್ತ? ಸಾಧ್ಯ ಇಲ್ಲ. ಅವರು ನಿಂದಕರನ್ನು ಬಹುಶಃ ಪ್ರೀತಿಯಿಂದ ಕಾಣ ಒಬ್ಬೇ ಸ್ವಾಮಿಗಳು ಅಂದ್ರೆ ಬೇಜಾರ ಸ್ವಾಮಿಗಳು ಅಷ್ಟೇ. ಯಾರು ಬೈತಾರೆ ಅಂದ್ರೆ ಅವ್ರ ಮುಖ ನೋಡೋಣ ಅಂತ ಹೇಳಿಬಿಡ್ತಾರೆ. ಅವ್ರು ಹುಡ್ಕೊಂಡು ಹೋಗ್ತಾರೆ ಪಾಟಿಯವ್ರು ಬೈಯೋರ್ನ, ಯಾಕೆ ಬೈತೀರಿ ಪಾಟ್ ಕೇಳ್ತಾರೆ. ಇದು ಪದೀತ ಆಗತ್ತೆ, ಅವರು ಪದೀತ ಆಗಿಬಿಡುತ್ತೆ, ಸ್ವಾಮಿ ಬೈದೇ ಇಲ್ಲ ಅಂತ ಹೇಳಬೇಕಾಗುತ್ತೆ. ಯಾತಕ್ಕೆ ಗೊತ್ತಾ, ಯಾವಾಗ ಧೈರ್ಯ ಬರುತ್ತೆ ಅಂತ ಕೇಳಿದ್ರೆ ಶುದ್ಧಿ ಇದ್ರೆ ಧೈರ್ಯ ಬರುತ್ತೆ. ಪ್ರಾಮಾಣಿಕತೆ ಮನುಷ್ಯನಿಗೆ ಯಾವಾಗ ಇರುತ್ತಲ್ಲ ಆ ಖಂಡಿತವಾಗಿ ಪ್ಲೇ ಅವ್ರು ಓಪನ್ ಆಗ್ತಾನೆ. ಯಾವಾಗ ಅಪ್ರಾಮಾಣಿಕ ಹೈಡ್ ಮಾಡ್ಕೋತಾನೆ ಮನುಷ್ಯ. ಇವತ್ತು ನಾವು ಜೀವನ ಕಲಿಬೇಕು. ಇವತ್ತು ನಾವು ಓಪನ್ ಆಗ್ತಾ ಆಗ್ತಾ ಹೋದಂತ ಏನಾಗುತ್ತೆ ಗೊತ್ತಾ, ಮನೆ ಭಗವಂತ ಸಮಯಾತ ಸಮಯಾತ ಅಂತ ಕರೀತಾನೆ. ಇಲ್ಲೇ ಮುಚ್ಕೊಂಡ್ಬಿಟ್ರೆ ಅಲ್ಲೇ ಬಿದ್ದಿರಿ ಬಿದ್ದಿರಿ ಅಂತ ಹೇಳ್ತಾನಷ್ಟೇ. ಇವತ್ತು ಸ್ವಾಮಿಗಳು ನೋಡಿ ಕಲಿಬೇಕಾದ್ದು ಬಹಳ ಇದೆ. ಪರಮ ಪೂಜ್ಯರಾದ ಶ್ರೀಪಾದಂಗಳವರು ಇವತ್ತಿನ ದಿವಸ ಇಲ್ಲಿ ಉಪಸ್ಥಿತರಿಂದ ಮಾಡತಕ್ಕಂಥ ಅನುಗ್ರಹ ಭಾರಿ ದೊಡ್ಡ ಅನುಗ್ರಹ ನಮಗೆ. ಅದು ಸದಾಕಾಲ ಇರಲಿ ಅಂತ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡ್ತಾ ಆಚಾರ್ಯ ಸ್ವರಮೂಲ ಗ್ರಂಥಗಳ ಮಹಿಮೆ ಹೇಳೋದಕ್ಕೆ ಮತ್ತೊಂದು ಮುಖ. ಅವರ ಮೇಲೆ ಬಂದಂಥ ಟೀಕೆಗಳಂತೆ ಯಾವ ಟೀಕಾ ಗ್ರಂಥನೂ ಬರಲಿಲ್ಲ. ವಿಶ್ವದ ಇತಿಹಾಸದೊಳಗೆ ಸ್ವರಮೂಲದ ಮತ್ತೊಂದು ದಾಖಲೆ ಎಂದರೆ ಸಾಕ್ಷಾತ್ ಶಿಷ್ಯರು ಟೀಕಾ ಬರೆದು ಆಮೇಲೆ ಅವರು ಟೀಕಾ ಬರೆದರು. ಅಷ್ಟು ಜನ ಟೀಕಾ ಬರೆದರೂ ಕೂಡ ಸ್ವಲ್ಪವೂ ವ್ಯತ್ಯಾಸ ಇಲ್ಲ. ಪ್ರತಿಯೊಬ್ಬರು ಕೂಡ ಇಡೀ ಪರಂಪರೆ ಆಚಾರ್ಯರಿಗೆ ಸಂಪೂರ್ಣವಾಗಿ ಶರಣಾಗಿರ್ತಕ್ಕಂಥ ಪರಂಪರೆ ಗುರುಗಳಿಗೆ ಅಂದರೆ ಮಧ್ವ ಮತ ಮಾತ್ರ ನೆನಪಿರಬೇಕು, ಬೇರೆ ಯಾವ ಮತದಲ್ಲೂ ಕೂಡ ಮೂಲಕಾರಿಗೆ ನಿಷ್ಠೆ ಇಲ್ಲ. ಅದಕ್ಕೆ ದೊಡ್ಡ ದೃಷ್ಟ ಅಂತ ಶಂಕರ ಭಾಷೆಯಲ್ಲಿ ಭಾಮತಿ ವ್ಯಾಖ್ಯಾನಕಾರರು ಬರೀತಾ ಇಲ್ಲಿ ಬರೆದು ಸರಿ ಇಲ್ಲ ಅಂತ ಬರೀತಾರೆ, ಗೊತ್ತಾಯ್ತು ಅವರು ಇಲ್ಲಿ ಸರಿ ಬರದೇ ಇಲ್ಲ ಮೂಲಕಾರರು ಅಂತ ಬರೀತಾರೆ, ಕತೆ ಮುಗಿತಲ್ಲ. ಇದರಿಂದ ನಾವು ಒಪ್ಪೋದಿಲ್ಲ ಅವರೇ ಒಪ್ಪೋದಿಲ್ಲ ಶಿಷ್ಯರೇ ಒಪ್ಪೋದಿಲ್ಲ ಅಂದಮೇಲೆ ಶಿಷ್ಯರೂ ಒಪ್ಪದ ಸಿದ್ಧಾಂತ. ಇನ್ನು ಅದ್ವೈತ ಭಾಷ್ಯದ ಬಗ್ಗೆ ಅವರು ಸಾಹಿತ್ಯ ಮರಗಿದ್ದಾಳೆ ತಾಯಿ ಪಾಪ ಅದು ಬೇರೆ, ಅವರ ಪದ್ಧತಿನೇ ಹೇಗೆ ಬಂದ್ಬಿಟ್ಟಿದೆ. ಆ ಪದ್ಧತಿ ಹೇಗೆ ಅಂದ್ರೆ ಇವರು ಬರೋದ್ರು ನಮ್ಮ ಭಾಷೆಕಾರ ತಪ್ಪರಿತಾರೆ ಅಂತ, ಅವರು ಸೂತ್ರಕಾರರು ತಪ್ಪರಿತ ಅವ್ರು ಹೊಡೆದ್ಬಿಟ್ರಿ. ಅದಕ್ಕೆ ದೇವರು ತೋರಿಸ್ತ ಸೂತ್ರಕಾರರು ಬೈದ್ರಲ್ಲ ನಿಮ್ ಶಿಷ್ಯ ಭಯ ಮಾಡ್ತೀರಿ ಅಂತ ಪರಮಾತ್ಮ ತೋರಿಸಿದ. ಬೋನ್ ದೊಡ್ಡವರ ಮೇಲೆ ತಿರುಗಿ ಹೊಡಿಬೇಕಲ್ಲ, ತಿರುಗಿ ಹೊಡೆದಿದೆ. ಆ ರೀತಿಯಾಗಿದೆ ಅಷ್ಟೇ. ಅವರು ಇವರು ಸಿದ್ಧಾಂತ ಅದ್ವೈತವನ್ನು ಅವರಿವರು ಒಪ್ಪಲಿಲ್ಲ ಅಲ್ಲ, ಅವ್ರ ತಾಯಿ ಒಪ್ಪಲಿಲ್ಲ. ಸಾಯ್ತ ಬಿದ್ದಿದ್ದಾರೆ ಪಾಪ, ಇವರು ಬಂದ್ರು ಹೇಳ್ಕೊಡೋ ಅಂದ್ರು ಆ ಬ್ರಹ್ಮಾಸ್ತಿ ಅಂದ್ರು, ನೀನೇ ಇಟ್ಕೋ ಸರಿಯಾಗಿ ಹೇಳು ಅಂತ ಹೇಳಿದ್ರು. ಅವೆಲ್ಲ ಸಾಧ್ಯ ಇಲ್ಲ. ಸಾಹಿತ್ಯ ವಿದ್ಯೆ ಆ ಬ್ರಹ್ಮಾಸ್ತಿ ಏನು ಬಂತು ಅಂತ ಕೇಳಿದಾಗ ಲಕ್ಷ್ಮೀ ನೃಸಿಂಹ ದೇವರು ಸ್ತೋತ್ರ ಮಾಡು ಅಂತ ಹೇಳಿದ್ರಂತಾವೆ. ಅದು ತಾಯಿನೂ ಒಪ್ಪದ ಸಿದ್ಧಾಂತ ನಮ್ಮನ್ನು ಒಪ್ಪಿಸ್ಲಕ್ಕೆ ಹೋಗ್ತಾರೆ, ಅದೇನು ಮಾಡ್ಬೇಕು ಈ ಮತ್ತೆ ಮನೆ ಅವ್ರ ಓಟು ಮನೆಯವರೇ ಓಟು ಬಿಡದೆ ಹೋದ ಇನ್ನೊಬ್ರು ಓಟು ಯಾರು ಆಗ್ತಾರೆ ಈ ಮತ್ತೆ. ತಂದೆ ಒಂದು ಓಟು ಬಿದ್ದಾಗ ಆಗುತ್ತಷ್ಟೇ, ಬಹುಶಃ ಒಂದೇ ಓಟು ಬಿದ್ದು ಏನಾದ್ರು ಗೆಲ್ಲೋದಾದ್ರೆ ಅದ್ವೈತ ಒಂದು ಬೀಳಬೇಕಷ್ಟೇ, ಅದನ್ನು ಯಾರಿಗೂ ಬೀಳಕ್ಕೆ ಸಾಧ್ಯ ಇಲ್ಲ. ಅವರು ಹಾಕೊಳ್ಳೋಗಿಲ್ಲ ಹಾಕೊತ್ತಾವ ಅದು ಮತ ಬಾಕ್ಸ್ ಒಂದು ಬಾಕ್ಸ್ ಒಂದು ಬೇಕಲ್ಲ ಹಾಕ್ಲಿಕ್ಕೆ ಅವರಿಗೆ ಮತ ಬೇಕು ಬಾಕ್ಸ್ ಬೇಕು ತಾವು ಹಾಕಬೇಕು. ಮೂರು ಜನ ಇರಬೇಕು, ಕೊನೆ ಪಕ್ಷ ಪ್ರೆಸಿಡೆಂಟ್ ಆಫೀಸರ್ ಬೇಕು, ಪೊಲೀಸ್ ಆಫೀಸರ್ಗಳು ಬೇಕು. ಅದನ್ನ ಅದ್ವೈತ ಮತ್ತು ಎಕ್ಸ್ಟೆಂಡ್ ಮಾಡಿದ್ರೆ ಎಕ್ಸ್ಟೆಂಡ್ ಕ್ಯಾನ್ಸಲ್ ಆಗಿಬಿಡುತ್ತೆ ಹೊರತು ಇರೋದು ಸಾಧ್ಯ ಇಲ್ಲ. ಇದೆಲ್ಲ ಯಾತಕ್ಕೆ ಹೇಳಿ ಪ್ರಾಕ್ಟಿಕಲಿ ಆಚಾರ್ಯ ಹೇಳ್ತಾರೆ ಅಲ್ಲ, ಯಾ ಒಬ್ಬರೇ ಗುರು ಇದ್ದು ಅದ್ವೈತ ಹೇಳಿದ್ರೆ ಯಾರು ಶಿಷ್ಯರು ಸಿಗ್ತಾರೆ ನಿಮಗೆ, ಮಾತಾಡೋದೇನು ಬಂತೀಗ, ಏನೋ ಯೋಚನೆ ಮಾಡ್ತೀರಿ ಅಂತ ಕೇಳ್ತಾರೆ. ಹೈಲಿ ಇಂಪ್ರಾಕ್ಟಿಕಬಲ್ ಫಿಲಾಸಫಿ ಅದು. ಅದರ ಜಗತ್ತಿಗೆ ತೋರಿಸಿಕೊಟ್ಟ ಗುರುಗಳು ಮಧ್ವಾಚಾರ್ಯರು, ಪರಂಪರೆ ಆಮೇಲೆ ಬಂತು. ಕೆಲಸ ತಿರ್ತಾರೆ, ವ್ಯಕ್ತಿ ಭಾರಿ ಶೈನ್ ಆಗಿಬಿಡ್ತಾರೆ, ಮುಂದೆ ಯಾರು ಇರೋದೇ ಇಲ್ಲ. ನಮ್ಮ ಮತ ಹಾಗಲ್ಲ, ಎಷ್ಟು ಜ್ಞಾನಿಗಳನ್ನು ಕೊಟ್ಟಿದೆ ಗೊತ್ತಾ? ತ್ರಿವಿಕ್ರ ಪಂಡಿತರಂತ ಗೃಹಸ್ಥರು ಅವರು ಬರೆದ ವಾಯುಸ್ತುತಿ ಹೇಳದೆ ಹೋದರೆ ಅವರು ಯತಿಗಳೇ ಅಲ್ಲ, ಅಂಥ ಒಂದು ವಾಯುಸ್ತುತಿ ಬರೆದು. ಮಧ್ವ ವಿಜಯ ಅಂತ ಮಧ್ವ ವಿಜಯ ಮತ್ತೊಂದು ಬರಲೇ ಇಲ್ಲ. ಪದ್ಮನಾಭತಿ ಇರ್ತಾರಂಥವ್ರು ಸಿಗಲೇ ಇಲ್ಲ. ನಾರಾಯಣ ತೀರ್ಥರ ಆರಾಧನೆ ಇವತ್ತೇ ಇದು, ನಾರಾಯಣ ತೀರ್ಥರ ಆರಾಧನೆ. ವಿಶ್ವದಾಖಲೆಯ ಗುರುಗಳು ನಾರಾಯಣ ತೀರ್ಥ ಯಾವ ದೃಷ್ಟಿಯಿಂದ ಗೊತ್ತಾ? ಯತಿಗಳಾಗಿದ್ದು 12 ವರ್ಷ ರಾಜ್ಯಪಾಲನೆ ಮಾಡಿದಂಥ ಕೀರ್ತಿ ಇರೋದು ನಾರಾಯಣ ತೀರ್ಥರಿಗೆ ಮಾತ್ರ ಅಂತ ಅರ್ಥ ಮಾಡಿಕೊಂಡ್ರೆ ಎಂಥ ಮಹಾನುಭಾವರು. 12 ವರ್ಷಗಳ ಕಾಲ ಅವರು ಶಾಸನ, 30 ವರ್ಷ ಶಾಸನ ಸಿಗುತ್ತವರು. 1264 ಫಸ್ಟ್ ಶಾಸನ, 1294 ಕೊನೆಯ ಶಾಸನ. 30 ವರ್ಷಗಳ ಶಾಸನ ಸಿಗುತ್ತೆ ಅಂದ್ರೆ ಶಾಸನಬದ್ಧವಾಗಿ ಅಧಿಕಾರ ನಡೆಸಿದ ಗುರುಗಳು ತರಹಿರಿ ತೀರ್ಥರು. ತಮ್ಮ ಶಿಷ್ಯರುಗಳು ಎಂಥ ಕೆಲಸ ಮಾಡ್ತಾರೆ ಆಚಾರ್ಯರು ಅಂತ ಕೇಳಿದರೆ, ಆಪತ್ಕಾಲ ಬಂದಾಗ ವಿಪ್ರೋಪಿ ಯುದ್ಧೇತ ಮಹಾಪ್ರಭಾವ ಅಂತ ಮಹಾಭಾರತದ ವಾಕ್ಯ. ನರಹರಿ ಯುದ್ಧ ಬೇರೆ ಮಾಡಿದಂಥವ್ರು, ರಾಜ್ಯಾಡಿದ್ದಲ್ಲ, ಯುದ್ಧದಲ್ಲಿ ಗೆದ್ದುಬಿಟ್ರು ಅಂತ ಹೇಳ್ತಾರೆ. ಅಂತ ನರಹರಿ ತೀರ್ಥರ ಆರಾಧನೆ ಇವತ್ತಿನ ದಿವಸ ನಡೀತಾ ಇದೆ, ದೊಡ್ಡ ಭಾಗ್ಯ. ಅವ್ರ ಶಿಷ್ಯರ ಆರಾಧನೆ ಕಾಲಕ್ಕೆ ಅವ್ರ ಗುರುಗಳ ಸ್ವರೂಪ ಗ್ರಂಥ ಬಂಗಡವಾಗತ್ತೆ ಅಂತ ಕೇಳಿದರೆ ಆಚಾರ್ಯರಿಗೆ ಬಹಳಷ್ಟು ಬ್ರಹ್ಮತವಾಗಿದೆ ಅಂತ ಅರ್ಥ. ಮುಂದೆ ಜಯತೀರ್ಥರು ಬರ್ತಾರೆ, ವಿಶ್ವ ದಾಖಲೆಯ ಟೀಕಾಕಾರರಾಗಿ ಬರ್ತಾರೆ. ಅವ್ರು ಎಷ್ಟು ದೊಡ್ಡ ವಿದ್ವಾಂಸರು, ಬಹುಶಃ ಅವರು ವಿನಯದ ಪರಾಕಾಷ್ಠೆ, ವಿದ್ವತ್ತಿನ ಪರಾಕಾಷ್ಠೆ ಇರೋದು ಅವರಲ್ಲಿ, ವಿನಯದ ಪರಾಕಾಷ್ಠೆನೂ ಅವರಲ್ಲೇನೆ. ನನಗೇನು ಗೊತ್ತಿಲ್ಲ ಅಂತ ಗೊತ್ತಿಲ್ಲದವ್ರು ಹೇಳೋದಿಲ್ಲ, ಗೊತ್ತಿದ್ದು ಹೇಳ್ತಾರೆ ಅಂದ್ರೆ ಎಂಥ ವಿನಯ ಇರಬೇಕು. ಅನಂತರ ಮತ್ತೆ ಹೇಳ್ತಾರೆ, ಇಂಥ ವಿನಯ ತೋರಿಸಕ್ಕೂ ಹನುಮಂತೇವರೇ ಕಾರಣ. ಮಧ್ವಾಚಾರ್ಯಂತೆ ಟೀಕಾರ ವಿನಯ ಯಾತಕ್ಕೆ ತೋರಿಸಿದ್ರು ಗೊತ್ತೇನು, ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ ಹನುಮಂತೇವರು. ಹಾಗೆ ಹೇಳ್ತಾರೆ, ರಾವಣ ಕೇಳ್ತಾನೆ ಹನುಮಂತ, ಇಷ್ಟೆಲ್ಲ ಮಾಡಿದ್ದೀಯಲ್ಲ, ಲಂಕಾಪಟ್ಟ ಸುಟ್ಟಿದ್ದಿ, ಏನೇನೋ ಮಾಡಿ ಹಾಕ್ಬಿಟ್ಟಿದ್ದೀಯಲ್ಲ, ನಿನ್ನಂಥವ್ರು ಎಷ್ಟು ಜನ ಇದ್ದಾರೆ ರಾಮನ ಸೈನ್ಯದಲ್ಲಿ ಅಂತ ಕೇಳ್ತಾರೆ. ಎಷ್ಟು ಜನ ಇದ್ದಾರೆ ರಾಮನ ಸೈನ್ಯದಲ್ಲಿ? ಬಹುಶಃ ಗುರುತವರಾಗಿದ್ದು ನಾನು ಒಬ್ಬನೇ ಅಂತ ಹೇಳ್ಕೊಂಡ್ಬಿಡ್ಬೋದಾಗಿದೆ. ಹನುಮಂತ ಹೇಳಿದ ಮಾತು ಮತ್ತೆ ಹನುಮಂತ ಹನುಮಂತನೇ ರಾವಣ, ನನ್ನದು ಎಷ್ಟು ಜನ ಇದ್ದಾರೆ ಗೊತ್ತಾ ರಾಮದೇವರ ಸೈನ್ಯದಲ್ಲಿ, ಸುಗ್ರೀವನ ಸೈನ್ಯದಲ್ಲಿ ಅಂತ ಕೇಳಿದರೆ, ಮತ್ತಃ ಪ್ರತ್ಯವರ ಕಶ್ಚಿತ್ ನಾಸ್ತಿ ಸುಗ್ರೀವ ಸನ್ನಿಧವು. ನಾನು ಅತಿ ಕಡಿಮೆ ಇದ್ರೆ ನಾನೇ ಅಂತ ಹೇಳಿದ್ರಂತೆ ರಘುಗ್ರೀವ ಸೈನ್ಯ. ಕತೆ ಮುಗಿತು ರಾವಣನದು, ಅತಿ ಕಡಿಮೆ ಹೇಗಿದ್ರು ಬುದ್ಧಿವರ ಗತಿ ಅಲ್ಲ ರಾವಣನ ಗತಿ. ಈ ಮಾತನ್ನು ಏನು ಇಂಥ ವಿನಯವನ್ನ, ರಾಮದೇವರ ಮುಂದೆ ಒಂದು ಹುಲ್ಲುಕಟ್ಟೆ ಸಿಕ್ಕರೂ ಸಾಕು, ಅದ ಮೇಲೆ ಯೋಚನೆ ಮಾಡಬೇಕಾಗಿಲ್ಲ ಅಂತ ಅದಕ್ಕೆ ಅರ್ಥ. ಆ ಮಾತನ್ನು ಟೀಕಾರ ತಿಳಿಸ್ತಾರೆ. ಮುಂದೆ ಎಂದು ವ್ಯಾಸರಾಜರು ವಿದ್ವತ್ ಕ್ರಾಂತಿನೇ ಮಾಡಿ ಹಾಕಿಬಿಡ್ತಾರೆ. ವಾದಿರಾಜಸ್ವಾಮಿಗಳು ಅತ್ಯದ್ಭುತವಾದಂಥ ಕಾರ್ಯಗಳನ್ನು ಮಾಡ್ತಾರೆ. ರಾಘವೇಂದ್ರ ಸ್ವಾಮಿಗಳು ಅವರ ಒಬ್ಬರು ಹೆಸರಿರಬೇಕಾದ್ರೆ ಪುಣ್ಯ ಮಾಡಿರಬೇಕು ನಾವು. ಪುರಂದ್ರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರ, ರಘುತ್ತಮ ಸ್ವಾಮಿಗಳು, ಎಷ್ಟೆಷ್ಟು ಜನ ಆಮೇಲೆ ಸಾಲು ಸಾಲು ಜನಗಳಿದ್ದಾರೆ. ಬೇರೆ ಕಡೆ ಅವ್ರು ಸಿಗೋದೇ ಇಲ್ಲ ನಿಮಗೆ. ಎಷ್ಟೋ ಜನ ಹೇಳಿದ್ದೇನೆ ಇವತ್ತು, ಎಲ್ಲ ಮತದವರು ರಾಯರ ಹತ್ರ ಬಂದು ಸೇವೆ ಮಾಡ್ತಾರೆ. ಅದಕ್ಕೆ ಗೊತ್ತಾ, ನಮ್ಮ ಮತ್ತಲ್ಲಿ ನಿಮ್ಮಂಥವ್ರಿಲ್ಲ ಸ್ವಾಮಿ, ನಮ್ಮಂತಲ್ಲಿ ನೀವರು ಇಲ್ಲ, ಅದಕ್ಕೆ ನಿಮ್ಮ ಹತ್ರ ಬರ್ತೀವಿ ಅಂತ ಹೇಳ್ಕೊಂಡು ಬಂದಾಗ ಆಯ್ತಲ್ಲ ಅವ್ರೀಗ, ನಮ್ಮ ಮತ್ತಲ್ಲಿ ಅಂತ ಹುಟ್ಟಿಲ್ಲ ಅಂತ ಆಯ್ತಲ್ಲ. ಕಡೆಗೆ ಮುಸ್ಲಿಮಾನರು ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ ರಾಯರ ಹತ್ರ, ಅದ್ವೈತಿಗಳಂತೂ ಸಾಕಷ್ಟು ಜನ ಹೋಗ್ತಾರೆ. ನಾನು ಜೆಟಿ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದ ಕಾಲಕ್ಕೆ ಒಬ್ಬ ಲಿಂಗಾಯತ ಪ್ರೊಫೆಸರ್, ಪ್ರತಿ ತಿಂಗಳು ಮಂತ್ರಾಲಯದ ಪ್ರಸಾದ, ಅವನಿಗೆ ಪ್ರತಿ ತಿಂಗಳು ಮಂತ್ರಾಲಯದ ಪ್ರಸಾದ ಬರ್ತಿತ್ತು. ಯಾಕೆ ಏನು ಅಂತ ಕೇಳಿದೆ ನಾನು, ಲಿಂಗಾಯತರು ನೀವು ಯಾಕೆ ಪ್ರಸಾದ ತರಿಸ್ತೀರಿ ಅಂದ್ರೆ ಅಂತ ಹೇಳಿದ. ಆಚಾರ್ಯ, ಒಂದು ದೊಡ್ಡ ಸಮಸ್ಯೆ ನನಗಿದೆ, ಪರಿಹಾರ ಆಗಬೇಕಾಗಿದೆ ಅಂತ ಹೇಳಿದ. ಏನು ಸಮಸ್ಯೆ ಅಂದ್ರೆ, ನಮ್ಮನ್ನೊಂದು ಲಿಂಗಾಯತರ ಪೀಠ ಒಂದಿಷ್ಟರಲ್ಲೇ ಖಾಲಿಯಾಗೋದದೆ, ಅದು ಉತ್ತರಾಧಿಕಾರಿ ಬಹಳ ಜನ ಟೆಸ್ಟ್ ಹಾಕಿದ್ದಾರೆ, ನಾನು ಒಬ್ಬ ಅಪ್ಲಿಕೆಂಟ್ ಅದರೊಳಗೆ. ಅದಕ್ಕೆ ರಾಯರು ಹೇಳಿ, ನಾನು ಪ್ರತಿ ಸೇವೆ ಮಾಡಿಸ್ತಿದ್ದೇನೆ, ಆ ಪೀಠ ನನಗೆ ಸೇವೆ ಮಾಡಿ ರಾಯರು ಅಂತ ಕೇಳ್ತಾರೆ. ಏನು ಮಾಡ್ಬೇಕು ಅಲ್ಲಿ, ಅವರೇ ಕೇಳಬಾರ್ದೆ, ಇವರೇ ಸಿಗಬೇಕಾ ಅಂತ. ಎಂತ ಇದೆಲ್ಲ ಯಾತಕ್ಕೆ ಗೊತ್ತಾ, ರಾಯರ ವಿಜಯ ಅಲ್ಲ, ಭದ್ರ ಸಿದ್ಧಾಂತದ ವಿಜಯ ಅದು, ಆಚಾರ್ಯರ ವಿಜಯ ಅಂತ ತಿಳ್ಕೊಂಡ್ಬಿಡ್ಬೇಕು. ಅಂದ್ರೆ ಯಾರು ಆಚಾರ ಸರಿಯಾಗಿ ಉಪಯೋಗಿಸ್ಕೊಂಡ್ರಲ್ಲ ಅವರೆಲ್ಲ ಅಷ್ಟು ಮಾನ್ಯರಾಗಿದೆ. ಇವತ್ತು ಆಚಾರ ಸರಿಯಾಗಿ ಉಪಯೋಗಿಸಿಕೊಳ್ತಕ್ಕಂಥ ಸ್ವಾಮಿಗಳು ಅಂದ್ರೆ ಮತ್ತೆ ವಿಶ್ವೇಶತೀರ್ಥರೇನೆ. ಅದು ಎಲ್ಲ ರೀತಿಯಲ್ಲಿ ಅವರ ಕರುಣೆಯಿಂದ ಹಿಡಿದು, ಇವತ್ತು ಸಿದ್ಧಾಂತ ಅಂದ್ರೆ ಜಡ ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ. ಈ ಶಾಸ್ತ್ರ ಓದ್ದವರು ಅಂದ್ರೆ ಬೆಂಕಿ ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ. ಶಾಸ್ತ್ರ ಓದ್ದವರು ಅಂದ್ರೆ ಅವರು ಫ್ರಿಜ್ಗಿಂತ ಕೂಲ್ ಆಗಿರ್ತಾರೆ ಅಂದ್ರೆ ಶಾಸ್ತ್ರ ಓದ್ದವರು ಮಾತ್ರ ಅಂತ ಅನುಭವ ತಂದುಕೊಡ್ತಾರೆ ಪೇಜಾವರ ಶ್ರೀಪಾದಂಗಳವರು. ಅಂತ ಆಚಾರ್ಯ ಗ್ರಂಥಗಳ ಸರ್ವಮೂಲ ಪ್ರವಚನ ಗ್ರಂಥಗಳ ಒಂದು ಪಾಠ ಮೊದಲು ನಡೆದಿದ್ದು ಉಡುಪಿಯಲ್ಲಿ. ನಾನು ನೆನೆಸ್ಕೋಬೇಕು, ಇವತ್ತಿನ ದಿವಸ ಪರಮ ಪ್ರಾತಸ್ಮರಣೀಯರಾದ ವಿದ್ಯಾಮಾನ ಶ್ರೀಪಾದಂಗಳವರು ತಮ್ಮ ಪರ್ಯಾಯದ ಅವಧಿಯಲ್ಲಿ 2 ವರ್ಷಗಳ ಕಾಲ ಪ್ರತಿ ತಿಂಗಳು ಮಹಾಭಾರತ ಪ್ರವಚನಕ್ಕೆ ಅಂತ 10 ದಿವಸ ಕರೀತಾ ಇದ್ರು. ಆಗ ಉಳಿದ ಹತ್ತಿರನೇ ಸರ್ವಮೂಲ ಪಾಠ ಅಂತ ಶುರು ಮಾಡಿದಾಗ ಸ್ವಾಮಿಗಳು ಪ್ರತಿ ಮಂಗಳಕ್ಕೂ ಬಂದು ಕೊಡ್ತಾ ಇದ್ರು, ಪ್ರತಿ ಮಂಗಳಕ್ಕೂ ಉಪಸ್ಥಿತರಿರ್ತಾ ಇದ್ರು. ಅವರ ಹರಕೆಯ ಫಲ ಅಲ್ಲಿ ಸರ್ವಮೂಲ ಮಂಗಳ ಒಂದು ಸರ್ತಿ ಆಯಿತು. ಆದರೆ ಈ ಊರಲ್ಲಿ 12 ವರ್ಷ ಪಾಠ ಹೇಳಿ ಮತ್ತೊಮ್ಮೆ ಮಂಗಳ ಆಯಿತು, ಉತ್ತರಾದಿ ಮಠದಲ್ಲಿ ಮಾತೃಸಂಘದಲ್ಲಿ ಹೇಳಿ. ಈಗ 3ನೇ ಬಾರಿ ಈಗ ಸರ್ವಮೂಲ ಮಂಗಳವಾಗ್ತಾ ಇದೆ. ಅದು ಸ್ವಾಮಿಗಳ ಅಮೃತ ಹಸ್ತ ಅಂತ ಹೇಳೋದಕ್ಕೆ ವಿದ್ಯಾಮಾನ ತೀರ್ಥರ ಪರಮಾನುಗ್ರಹ ಅದು. ಅಷ್ಟು ಪಾಠಕ್ಕೆ ಅವಕಾಶ ಕಲ್ಪಿಸಿಕೊಟ್ಟು ಹೋದವರಿಗೆಲ್ಲ ಮದುವೆಯ ಬೀಗರ ಬೀಗರಿಗೆ ಮಾಡ್ತಾರೆ ಅಂತ ಕಾಲ ಮುಗಿದೋಗಿದೆ. ಈಗ ಬೆಳಿಗ್ಗೆ ಬಂದು ಸಾಯಂಕಾಲ ಹೋಗ್ರಿ ಅಂತಾರೆ ಬೀಗರ, ಅಷ್ಟೇ ಜಾಸ್ತಿ ಮಾಡೋದಿಲ್ಲ. ತಿಂಗಳಗಟ್ಟಲೆ ಅಷ್ಟು ಅನುಕೂಲ ಮಾಡಿಕೊಟ್ಟು ಪರಮಪೂಜ್ಯ ಶ್ರೀಪಾದಗಳು ಸ್ವತಃ ಉಪಸ್ಥಿತರಿದ್ದು ಇದು ಸರ್ವಮೂಲ ಪಾಠವನ್ನು ನಡೆಸಿದರು. ಆ ವಿದ್ಯಾಮಾನ ತೀರ್ಥರ ವಿಶೇಷವಾದ ಅನುಗ್ರಹದ ಫಲವನ್ನ ನಾನು ಬಹಳ ಭಕ್ತಿಯಿಂದ ನೆಲೆಯಬೇಕು. ಸಾವಿರಾರು ಪ್ರವಚನಗಳನ್ನು ಮಾಡಿಸಿದ್ದಾರೆ ಸ್ವಾಮಿಗಳು. ಅನಂತರ ಸರ್ವಮೂಲ ಇಲ್ಲಿ ಪ್ರಂಗಾಗಕ್ಕೆ ನಮ್ಮ ದೊಡ್ಡ ಭಾಗ್ಯ. ಆತತ್ಯ ಮಂಗಳಾದ ಸ್ವಾಮಿ ಉಪಸ್ಥಿತರಿದ್ದರು, ವಿಶೇಷವಾಗಿ ಅನುಗ್ರಹ ಮಾಡಿದರು. ಈ ಬಾರಿ ನಮಗೆ ಆ ಸ್ವಾಮಿಗಳು ಇಲ್ಲ ಅಂತ ಹೇಳಕ್ಕಿಲ್ಲ, ಬೇದಾರ ಸ್ವಾಮಿಗಳು ಕುತ್ಕೊಂಡ್ಬಿಟ್ಟಿದ್ದಾರೆ. ಆದ್ರಿಂದಾಗಿನೇ ವಿದ್ಯಾಮಾನ ತೀರ್ಥರು ಕುತ್ಕೊಂಡು ಅದು ಮತ್ತೊಂದು 3ನೇ ಮಂಗಳ ಕೂಡ ಮಾಡಿಸಿದಾಗಿಬಿಟ್ಟಿದೆ. ಮತ್ತೊಂದು ಮುಖ ಇಲ್ಲಿ 1995 ರಾಮಧಾಮದಲ್ಲಿ ಸ್ವಾಮಿ ಚಾತುರ್ಮಾಸ್ಯ, ಇಲ್ಲಿ ಮಹಾಭಾರತ ಪ್ರವಚನ. 63 ದಿವಸಗಳ ಕಾಲ ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳವರು ಮಹಾಭಾರತ ಪ್ರವಚನವನ್ನು ಮಾಡಿಸಿದರು. ಈಗ 41 ದಿವಸಗಳ ಪ್ರವಚನ ನಡೀತಾ ಇದೆ. 63, 41 ಮೊದಲೇ ಹೇಳಿದ ಸೆಂಚುರಿ ದಾಚಿಬಿಟ್ಟಿದ್ದಾರೆ ಸ್ವಾಮಿಗಳು. ಮಹಾಭಾರತ ಪ್ರವಚನವನ್ನ 100ರ ಮೇಲೆ ಒಂದು ಮಾಡ್ತಕ್ಕಂಥ ಅವಕಾಶ ಬಂದಿದ್ದು ದೊಡ್ಡ ಭಾಗ್ಯ, ಮತ್ತೊಂದು ಭಾಗ್ಯ. ಅವತ್ತಿನ ಮಂಗಳಕ್ಕೆ ಬೇದಾರ ಶ್ರೀಪಾದರು ಬಾಂಬೆಯಿಂದ ಫ್ಲೈಟಲ್ಲಿ ಬಂದಿದ್ರು. ಬಾಂಬೆಯಿಂದ ಫ್ಲೈಟಲ್ಲಿ ಬಂದು ಮಂಗಳಕ್ಕೆ ಭಾಗವಹಿಸಿ ಮತ್ತೆ ಬಾಂಬೆ ಹೊರಟಿದ್ರು. ಚಾತುರ್ವಾಸ ಮುಗಿದಿತ್ತು, ಮತ್ತೆ ಹೊರಟಿದ್ರು. ನಮ್ಮ ಭಾಗ್ಯ ಮತ್ತೆ ಶ್ರೀಪಾದಂಗಳವರು ಬಂದು ಇವತ್ತು ಅದೇ ಹರಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮ ನಾಳೆ ಸಾಯಂಕಾಲ ಕಾರ್ಯ ಎರಡಕ್ಕೂ ಉಪಸ್ಥಿತರಿಂದ ಹರಿಸ್ತಾ ಇದ್ದಾರೆ ಅಂತ ಹೇಳಿದರೆ ನಿಜವಾಗಲೂ ಕೂಡ ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಾರೆ. ಮತ್ತೆ ಮತ್ತೆ ಸ್ಮರಣೆ ಮಾಡಬೇಕಾಗಿದೆ. ಇವತ್ತು ವಿದ್ಯಾಪೀಠದೊಳಗೆ ಬೆಂಗಳೂರಿಗೆ ಇವತ್ತು ನಾ ಹೇಳ್ತೇನೆ ಆಗಲಲ್ಲ, ಇಡೀ ನಮ್ಮ ಭಾರತಕ್ಕೆ ಆಧ್ಯಾತ್ಮಿಕ ರಾಜಧಾನಿ ಅಂತ ಹೇಳಿದರೆ ಸ್ವಾಮಿಗಳು ಹೇಳ್ತಾರೆ ಬೆಂಗಳೂರು ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ರಾಜ ಪೊಲಿಟಿಕಲ್ ಕ್ಯಾಪಿಟಲ್ ಡೆಲ್ಲಿ, ಪಾಲಿಟಿಕ್ಸ್ ಕ್ಯಾಪಿಟಲ್ ಅಂತ ತಿಳ್ಕೊಂಡು ಪರವಾಗಿಲ್ಲ. ಇದು ಸ್ಪಿರಿಚುವಲ್ ಕ್ಯಾಪಿಟಲ್ ಅಂದರೆ ಬೆಂಗಳೂರು. ಬೆಂಗಳೂರು ಸ್ಪಿರಿಚುವಲ್ ಕ್ಯಾಪಿಟಲ್ ಆಗಲ ಕಾರಣ ಅಂದರೆ ವೇದಾವರ ಶ್ರೀಪಾದಂಗಳವರೇನೆ. ಅವರು ಕೂಡ ಪ್ರಜ್ಞೆ ವಿದ್ಯಾಪೀಠ ಬಂದ ಮೇಲೆ ಮಠಗಳಿಗೆ ಒಂದು ಹೊಸ ವರ್ಚಸ್ಸು ಬಂತು. ಬೆಂಗಳೂರು ಕಲ್ಯಾಣ ನಗರವಾಗಿದ್ದು ಹೆಸರು, ಮೊದಲು ಶತಶೃಂಗ ಪರ್ವ ಅಂತ ಹೆಸರಿತ್ತು, ಶತಶೃಂಗ ಪರ್ವತ ಅಂತ ಹೆಸರಿತ್ತು. ಭೀಮಸೇನ ದೇವರು ಪುಡಿ ಪುಡಿ ಮಾಡಿದಾಗ ಹೆಸರು ಸಾರ್ಥಕವಾಯಿತು ಅಂತ ಹೇಳ್ತಾರೆ. ಇವತ್ತು ಕಲ್ಯಾಣ ನಗರ ಅಂತ ಹೆಸರಿತ್ತು, ವಿದ್ಯಾ ಸಾಗುಗಳು ಬಂದ ಮೇಲೆ ಕಲ್ಯಾಣ ನಗರ ಅಂತ ಹೆಸರು ಸಾರ್ಥಕವಾಯಿತು. ಅದಕ್ಕೆ ಕಲ್ಯಾಣಿ ಮಠದಲ್ಲೇ ಶುರುವಾಯ್ತಲ್ಲ, ಕಲ್ಯಾಣಿ ಮಠ, ಕಲ್ಯಾಣ ನಗರ, ಕಲ್ಯಾಣ ಕಾರ್ಯ ಎಲ್ಲ ಕಲ್ಯಾಣದ ಮಯ ಆಗೋಗ್ಬಿಟ್ಟಿದೆ. ಅಂತ ಒಂದು ವಿಶೇಷವಾಗಿ ಸ್ವಾಮಿಗಳಿಂದ ಬೆಂಗಳೂರಿಗೆ ಹೊಸ ಕಾಂತಿ ಬಂತು. ಆ ಮೂಲಕ ಅದ್ರ ಪ್ರಮಾಣ ಗೊತ್ತಾಗೋದು, ಮುಂದೆ ಎಳ್ನೀರು ಬೆಳೀತೇವೆ ತೆಂಗಿನ ಹಾಕ್ತೇವೆ ಗೊತ್ತಾಗೋದಿಲ್ಲ, ಫಲ ಕೊಡಕ್ಕೆ ಗೊತ್ತಾಗುತ್ತೆ. ವಿದ್ಯಾಪೀಠದ ಫಲಶ್ರುತಿಯಾಗಿ ಎಷ್ಟು ಕಡೆ ಪಾಠ ಪ್ರವಚನ, ಎಷ್ಟು ಜನ ವಿದ್ವಾಂಸರಾದರು, ಎಷ್ಟು ಜನಕ್ಕೆ ವಿದ್ವಾಂಸ ನೋಡೋ ಯೋಗ ಬಂತು. ಮತ್ತೆ ವಿದ್ವಾಂಸ ನೋಡೋ ಸಾಲು ಸಾಲು ವಿದ್ವಾಂಸ ನೋಡಬೇಕು ಅಂತ ಹೇಳಿದರೆ ಒಂದು ವಾತಾವರಣ ಸೃಷ್ಟಿಯಾಯಿತು. ಗ್ರಂಥ ನೋಡೋ ಸೃಷ್ಟಿ ಅವಕಾಶ ಸೃಷ್ಟಿಯಾಯಿತು. ಕೃಷ್ಣ ಬಂದ, ಆಚಾರ್ಯರು ಉಡುಪಿಗೆ ಬಂದರು, ದ್ವಾರಕೆಯಿಂದ ಕೃಷ್ಣ ಉಡುಪಿಗೆ ಬಂದ, ಬೇದಾರ ಸ್ವಾಮಿ ಇಲ್ಲಿಗೆ ಬಂದರು, ಉಡುಪಿಯಿಂದ ಕೃಷ್ಣ ಬೆಂಗಳೂರಿಗೆ ಬಂದ, ಬೆಂಗಳೂರಿಗೆ ಕೃಷ್ಣ ತರಿಸಿದ ಶ್ರೇಯಸ್ಸು ಕೂಡ ಬೇದಾರ ಸ್ವಾಮಿ. ಎಷ್ಟು ಕಡೆ ಕೃಷ್ಣ ಹೊರಟುಬಿಟ್ಟಿದ್ದಾರೆ, ಅವ್ರ ಹಿಂದೆ ಕೃಷ್ಣ ಹೋಗ್ತಾ ಇದೆ, ಭಕ್ತ ಜನ ಮುಂದೆ ನೀನವರ ಹಿಂದೆ ಅಂತ ಕೃಷ್ಣ ಅನೇಕ ಕಡೆ ಸಂಚಾರ ಮಾಡ್ತಿದ್ದಾನೆ. ಅದೆಲ್ಲ ಕಾರ್ಯವನ್ನು ಮಾಡಿದ ಶ್ರೀಪಾದಂಗಳು ಬಂದಿದ್ದಾರೆ. ನಮ್ಮ ಪರಮ ಭಾಗ್ಯ ಸರ್ವಮೂಲ ಗ್ರಂಥಗಳಲ್ಲಿ ಒಟ್ಟು ಅಂದರೆ ಸರ್ವಃ ಮೂಲಂ, ಸರ್ವಃ ಸರ್ವಃ ಶಿವಸ್ಥಾಣು, ಪರಮಾತ್ಮನೇ ಮೂಲ ಎಲ್ಲದಕ್ಕೂ ಅಂತ ತಿಳಿಸೋದೇ ಸರ್ವಮೂಲದ ಮುಖ್ಯವಾದ ತಾತ್ಪರ್ಯ. ಹರಿರೇವ ಪರಃ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ. ಊರ್ಧ್ವ ಮೂಲ ಮತಃಶಾಖಂ ಸರ್ವಮೂಲಂ, ಊರ್ಧ್ವ ವಿಷ್ಣು ಸರ್ವಃ ವಿಷ್ಣು. ಅದು ಊರ್ಧ್ವ ಮೂಲ ಅಂದ್ರೆ ಒಂದೇ, ಸರ್ವ ಮೂಲನೇ ಜ್ಞಾನ ಪರಂಪರೆಗೆ ಮೂಲವಾಗಿ ನಮಗೆ ಟೀಕಾರಾಯರು ಮೊದಲಾದವರು ಬಂದಿದ್ದು, ಆಚಾರ್ಯರು ಬಂದರು ಅಂತ ಹೊರತು ಬೇರೆ ಕಾಲದಿಂದ ಬರಲಿಲ್ಲ. ಎಲ್ಲ ನಮ್ಮ ಗ್ರಂಥಗಳಿಗೆ ಮೂಲ ವಾಂಗ್ಮಯ ಅಂದರೆ ಸರ್ವ ಮೂಲನೇ. ಮೂಲ ಗ್ರಂಥ ಸರಿಯಾಗಿ ಸಿಗೋದಿಲ್ಲ ನಮಗೆ. ಉತ್ಸನ್ನ ಪ್ರಾಯಶ ಸರ್ವೆ, ಅದು ಎಲ್ಲ ನಮ್ಮ ಮತ್ತೆ ಕಾಣಬೇಕು ಅಂತಿದ್ರೆ ಸರ್ವ ಮೂಲದಲ್ಲೇ ಕಾಣಬೇಕು, ಬೇರೆ ದಾರಿ ಇಲ್ಲ ಅಂತ ಸರ್ವ ಪ್ರಮತಿಗಳು ಪೂರ್ಣ ಪ್ರಮತಿಗಳು ಮಧ್ವಾಚಾರ್ಯರು ತಮ್ಮ ಜೀವನದಿಂದ ತಮ್ಮ ಕೃತಿಗಳಿಂದ ಅದ್ಭುತವಾದಂತಹ ಕೂಡೋದು ನಿಲ್ಲೋದು ಓಡಾಡೋದು ಒಂದೊಂದು ಮಹಿಮೇನೆ ಮಹಿಮೇನೆ ಅವರು ಮಾಡಿದ್ದು ಅಂತ ಮಹಾನುಭಾವರು ಸಾರಿದ ದೊಡ್ಡ ತತ್ವನೇ ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ ಅಂತ ತತ್ವಗಳನ್ನು ನಾವು ತಿಳಿಯೋದು, ಅನುಷ್ಠಾನ ಮಾಡೋದು, ಇನ್ನೊಬ್ಬರಿಗೆ ಹೇಳೋದು, ಆ ಮೂಲಕವಾಗಿ ಜಗತ್ತು ಮಂಗಳಮಯವಾಗುತ್ತೆ. ಯಾವ ಆಪತ್ತು ಇಲ್ಲದೆ, ಮನಸ್ಸಿನಲ್ಲಿ ಕೊರಗಿಲ್ಲದೆ, ದುರಾಸೆಗಳಿಗೆ ಒಳಗಾಗದೇನೆ ಸಾತ್ವಿಕ ಮನೋಭಾವದಿಂದ ನಿಶ್ಚಿಂತೆಯಾಗಿ ಬದುಕನ್ನು ಕಂಡು ವೈಕುಂಠಕ್ಕೆ ನಾವು ಹೋಗಬೇಕು ಅಂತಿದ್ರೆ ಇರತಕ್ಕಂಥ ಒಂದೇ ಒಂದು ದಾರಿ ಶ್ರೀಮದ್ ಆಚಾರ್ಯರ ಸರ್ವಮೂಲ ಗ್ರಂಥಗಳ ಶ್ರವಣ, ಅದರ ಒಂದು ಮನನ, ಅದರ ಒಂದು ವಿಶೇಷವಾಗಿರ್ತಕ್ಕಂಥ ಪಾಠ ಪ್ರವಚನ. ಅಂತಹ ಒಂದು ಅಪೂರ್ವವಾದ ಸುಯೋಗವನ್ನು ಶ್ರೀಗಳು ಇಲ್ಲಿ ಕರುಣಿಸಿದ್ದಾರೆ. ಇವತ್ತು ಅದರ ಮಂಗಳ ಮಹೋತ್ಸವದ ಕಾಲಕ್ಕೆ ಸ್ವತಃ ಉಪಸ್ಥಿತರಿದ್ದಾರೆ, ಅನುಗ್ರಹ ಮಾಡ್ತಿದ್ದಾರೆ. ಅದಕ್ಕೆ ನಮಗೆ ಕಡೆಕಟ್ಟಾಗಿ ವಿಶ್ವಪ್ರಸನ್ನ ತೀರ್ಥರು, ವಿಶ್ವಪ್ರಸನ್ನ ತೀರ್ಥರು ಬಂದರು ಅಂದರೆ ಕೃಷ್ಣ ಪ್ರಸನ್ನನಾಗಿದ್ದಾನೆ ಅಂತಲೇ ಅರ್ಥ. ಯಾಕೆಂದರೆ ಗೋಗಳನ್ನು ಅವರು ಯಾರಿಂದ ಸಾಕ್ತಿದ್ದಾರೆ ಅಂದರೆ ಗೋಪಾಲಕೃಷ್ಣನ ಪ್ರಿಯವಾದ ಕಾರ್ಯ ಗೋ ಸಂರಕ್ಷಣೆ. ಅದನ್ನು ಮಾಡ್ತಾ ಮಾಡ್ತಾ ಇನ್ನೂ ಒಂದು ಒಂದೇ ಮಾತನ್ನು ಹೇಳಬೇಕು ಅಂದರೆ, ಮಾಧ್ವರಲ್ಲಿ ಗೋ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಹುಟ್ಟಿಸಿದವರೇ ವಿಶ್ವಪ್ರಸನ್ನ ತೀರ್ಥರು. ಈಗ ತುಂಬ ಕಡೆ ಆಗ್ತಾ ಇದೆ, ಈಗಾಗಲೇ ತುಂಬ ಕಡೆ ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೆ ನಾಂದಿ ಹಾಡಿದವರು ಅಂದರೆ ವಿಶ್ವಪ್ರಸನ್ನ ತೀರ್ಥರೆ. ಅದು ಅತಿ ಹೆಚ್ಚು ಗೋವುಗಳನ್ನು ಇವತ್ತು ಹೊಂದಿರೋದು ಅವರಲ್ಲೇನೆ. ಅತಿ ಅಷ್ಟು ಗೋವುಗಳನ್ನು ಯಾರು ಸಾಕ್ತಾ ಇಲ್ಲ ಈಗ. ಆ ದೊಡ್ಡ ಕ್ರಾಂತಿ ಆಗ್ತಾ ಇದೆ. ಅದರಿಂದ ಗುರು ಪ್ರಾರಂಭ ಮಾಡಿದ್ದಾರೆ ತಮ್ಮಲ್ಲಿ ಸ್ವಾಮಿ ಹೇಳ್ತಾರೆ ಅದು ಪ್ರಾರಂಭ ಮಾಡಿ ವಿಶ್ವೇಶ್ವರ ಪ್ರಾರಂಭ ಮಾಡಿದ್ದು ಅಂತ ಅದನ್ನು ಬೆಳೆಸಿದ್ದಾರೆ. ಅದನ್ನು ಬೆಳೆಸಿದ್ದಾರೆ ಅವರು ತಾವು ಪ್ರಾರಂಭ ಮಾಡಿ ತಮ್ಮೊಳಗಿದ್ದು ಬೆಳೆಸಿ ವಿಶೇಷವಾದ ರೀತಿಯಲ್ಲಿ ಅದನ್ನ ಬೆಳೆಸ್ತಾ ಇದ್ದಾರೆ. ನೀಲಾವರವನ್ನ ಸ್ವಾಮಿ ಗೊತ್ತಿದೆ. ನೀಲಾವರ ಅಂದ್ರೆ ಕೃಷ್ಣಪತ್ನಿ ಹೆಸರು ನೀಲಾದೇವಿ ಅಂತೇಳಿ. ನೀಲಾಯ ವರ ನೀಲಾವರ, ನೀಲಾವರ ಕೃಷ್ಣನೇ. ಉಡುಪಿ ಕೃಷ್ಣ ನೀಲಾವರ ಕೃಷ್ಣ ಅಂದ್ರೆ ಒಂದೇ, ಗೋಪಾಲ ಕೃಷ್ಣ ಅಂದ್ರೆ ಒಂದೇ, ರುಕ್ಮಿಣಿಪತಿ ಕೃಷ್ಣ ಅಂದ್ರೆ ಒಂದೇನೆ. ಅಲ್ಲಿ ಗೋವುಗಳ ಜಾಗ, ಓಡಾಡಿದ ಜಾಗ, ಹೊಸ ಕ್ರಾಂತಿ ಇನ್ನೊಂದು ಸಾಗುಳು ಮಾಡಿ ಗೊತ್ತಿರಬೇಕು. ಆ ಗೋವುಗಳ ಉತ್ಪನ್ನವನ್ನ ಇವತ್ತು ಅಸಿಡಿಟಿಗಾಗಲಿ ಮತ್ತೆ ಗೋಮೂತ್ರವಾಗಲಿ ಮೊದಲಾದರೆ ಶುದ್ಧ ರೀತಿಯಲ್ಲಿ ಜನಕ್ಕೆ ಎಷ್ಟೋ ಅಂಗಡಿಯ ವ್ಯಾಪಾರ ಇದೆ, ಆದರೆ ಸ್ವಾಮಿಗಳು ಶುದ್ಧ ರೀತಿಯಲ್ಲಿ ತಲುಪಿಸ್ತಾ ಇದ್ದಾರೆ, ಜನ ಉಪಯೋಗ ಮಾಡ್ಕೋಬೇಕಷ್ಟೇನೆ. ಅದು ದಂತಧಾವನ ಚೂರ್ಣನು ಅಸಿಡಿಟಿ ಕೊಟ್ಟಿದ್ದಾರೆ, ಕೊಟ್ಟು ನೋಡಿದ್ರೆ ಬಹಳ ಎಫೆಕ್ಟಿವ್ ಆಗಿರೋದು, ಬಹಳ ಎಫೆಕ್ಟಿವ್ ಆಗಿರ್ತಕ್ಕಂಥ. ಬೇರೆ ಕಡೆ ಯಾಕಾಗಲ್ಲ ಗೊತ್ತಾ, ಕಮರ್ಷಿಯಲ್ ಆದ ತಕ್ಷಣ ಮಿಕ್ಸ್ ಮಾಡಕ್ಕೆ ಶುರು ಮಾಡಿಬಿಡ್ತಾರೆ. ಕಮರ್ಷಿಯಲ್ ಆದ ತಕ್ಷಣ ಇಲ್ಲ ಭಾವನೆ ಇಲ್ಲ, ದೇಶಿ ಹಸುಗಳೇ ಆಗಬೇಕು ಮತ್ತು ಅದನ್ನು ಸರಿಯಾದ ರೀತಿಯಲ್ಲೇ ಮಾಡಬೇಕು. ಮತ್ತು ಬೇರೆಯವರು ಏನೇ ಮಾಡಿರಬಹುದು, ಅವೈಷ್ಣವ ಕೈ ಏನು ಕೆಲಸ ಮಾಡುತ್ತಾಗ ಸಾವು ವೈಷ್ಣವ ಕೈ ಆದ್ರಿಂದ ಸಿದ್ಧಿ ಬಂದ್ಬಿಡುತ್ತೆ ಅಂತ. ಅವೈಷ್ಣವ ಉಪದಿಷ್ಟೇ ಇದ ಮಂತ್ರೇಡರ ಪರಾಗತಿ. ಇಲ್ಲಿ ಅವರು ಬಿಟ್ಟಿದ್ರೆ ಸಾಕು, ಬೇರೆ ಮಂತ್ರ ಹೇಳಬೇಕಾಗಿಲ್ಲ. ಕೃಷ್ಣನ್ ಬಿಟ್ಟು ಬಿಟ್ಟುಬಿಟ್ರೆ ಸಿದ್ಧಿ ಬಂದಾಗ ಆಯ್ತಲ್ಲ. ಮಾಧುರಿಯವರು ಹೇಳ್ತಿರೋ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಪ್ರಯೋಜನ ಪಡಿಬೇಕಾದ್ರೆ ಅಲ್ಲಿ ಗೋಮೂತ್ರ ಆದಿ ಉತ್ಪನ್ನಗಳನ್ನು ಸ್ವೀಕಾರ ಮಾಡಿದರೆ ಮನೆಗೆ ಗೋಮೂತ್ರ ಬಂತು ಅಂತ ತಿಳ್ಕೋಬಾರ್ದು, ಗಂಗಾದೇವಿ ಬಂದು ಅಂತ ಅರ್ಥ. ಗೋಮೂತ್ರದಲ್ಲಿ ಗಂಗಾ ಸನ್ನಿಧಾನ, ಗೋಮಯದಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನ. ಮನೆ ಮನೆಗೆ ಗಂಗಾ ಲಕ್ಷ್ಮಿಯರನ್ನು ಕಳಿಸಿಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ. ಅದು ತುಂಬ ವ್ಯಾಪಕವಾಗಿ ನಡೀಬೇಕಾದೆಲ್ಲ ಕೂಡ ಅದಕ್ಕೆಲ್ಲ ಜನಗಳ ಒಂದು ಆಸಕ್ತಿಯಿಂದ ತೊಡಿಸಿಕೊಳ್ಳುವಿಕೆ ಆಗಬೇಕಾಗಿದೆ. ಅದೊಂದು ಕಾರ್ಯ. ಇನ್ನು ಬನ್ನಂಜಯ ರಾಘವೇಂದ್ರ ತೀರ್ಥರು ಬಂದಿದ್ದಾರೆ. ಅವರು ಮೊದಲು ಭಾಳ ವಿಶೇಷ ಬೆಂಗಳೂರಿನಲ್ಲಿ ಧಾರಾವಾಹಿನಿ ಮೂಲಕ ಭಾಳ ದೊಡ್ಡ ಕ್ರಾಂತಿ ಮಾಡಿದವರು. ಬನ್ನಂಜಯ ರಾಘವೇಂದ್ರ ತೀರ್ಥ ಮನೆ ಮನೆಗೆ ಓಡಾಡಿಬಿಟ್ಟು ತತ್ವ ಪ್ರಕಾರ ತೊಡಿಸಿಕೊಂಡವರು. ಈಗಲೂ ಕೂಡ ಸಣ್ಣ ಸಣ್ಣ ಪುಸ್ತಕ ಮಾಡಿಬಿಟ್ಟು ಮನೆ ಮನೆಯಲ್ಲ ಕೊಡಕ್ಕೆ ಅಂತ ಹೊರಟಿದ್ದಾರೆ. ಸುಳಾದಿ ಭಾರಿ ಚೆನ್ನಾಗಿ ಹಾಡ್ತಾರೆ ಅವರು, ಸುಳಾದಿಗಳನ್ನ ಭಾಳ ಚೆನ್ನಾಗಿ ಹಾಡ್ತಾರೆ. ದಾಸ ಸಾಹಿತ್ಯವ್ರು ಕೇಳಬೇಕು ಸುಳಾದಿ ಅವ್ರ ಬಾಯಲ್ಲಿ. ರಾಗ ತಾಳಬದ್ಧವಾಗಿ ಸುಳಾದಿ ಹೇಳೋದು ಸುಲಭ ಅಲ್ಲ, ಸಾಮಾನ್ಯ ಜ್ಞಾನ ಬೇಕದಕ್ಕೆ. ಅರ್ಥಜ್ಞಾನ ತಾಳಜ್ಞಾನ ಎರಡೂ ಅವರಿಗಿರೋದ್ರಿಂದ ಭಾಳ ಚೆನ್ನಾಗಿ ಅದನ್ನು ಹೇಳ್ತಾರೆ. ಒಂದು ಮಾತು ಅವ್ರ ಬಗ್ಗೆ ಸ್ವಾಮಿಗಳು ಹೇಳ್ತಾರೆ, ಎಲ್ಲರಿಗೂ ಶನಿ ಹಿಡಿತಾನೆ, ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ಶನಿ ಹಿಡಿತಾರೆ. ಶನಿನೇ ಹಿಡಿದ ಸ್ವಾಮಿಗಳು ಅಂದ್ರೆ ಇವರು ಶನಿನೇ ಹಿಡಿದು ಬಿಟ್ಟಿದ್ದಾರೆ. ಎಲ್ಲ ಊರೂರಿಗೆ ಹೋಗಿ ಶನಿ ದೇವಸ್ಥಾನ ಏನೋ ಮಾಡಕ್ಕೆ ಬಿಟ್ಟಿದ್ದಾರೆ. ಆದ್ರಿಂದ ಶನಿ ಬಿಡಿಸ್ಕೊಳ್ಳೋದ್ರಿಂದ ಸಾಧ್ಯ, ಇನ್ನೂ ಬಿಡಿಸಕ್ಕಾಗಿಲ್ಲ. ಶನಿ ಕಾಟ ಬಿಡಿಸ್ಕೋಬಹುದು, ಸ್ವಾಮಿಗಳು ಹಿಡಿದ ಬಿಡಿಸಕ್ಕಾಗೋದಿಲ್ಲ. ಅಷ್ಟು ಬಡಿ ಹಿಡಿದಾಕ್ಬಿಟ್ಟಿದ್ದಾರೆ, ದೊಡ್ಡ ಕೆಲಸ. ಇನ್ನೊಬ್ಬ ಸ್ವಾಮಿಗಳು ವಿಶ್ವ ಕೃಪಾತೀರ್ಥರಂತ ಸ್ವಾಮಿಗಳ ಸ್ವಾಮಿ ಏನಿಟ್ಟರು ಅಮೃತ ಆಗುತ್ತೆ. ಅವರು ಹಾಗೇ ಇದ್ದಾರೆ, ಅವರು ಸ್ವಾಮಿಗಳು ವಿಶ್ವ ಕೃಪಾತೀರ್ಥರಂತ ಹೆಸರು ಅವರಿಗೆ. ಬಿಡಿ ಸನ್ಯಾಸಿಗಳಾಗಿದ್ದಾರೆ. ಅವರಲ್ಲಿ ಒಂದು ಗುಣ ಅಂದ್ರೆ ನೀವು ಕೇಳಿ, ಬಹುಶಃ ಇಷ್ಟರ ಪಾಠ ಪ್ರವಚನ ಕೇಳಿದ್ದೀರಲ್ಲ, ಅತಿ ಮೊದಲೇ ಒಂದು ಕೊನೆವರೆಗೆ ಕೂತು ದಾಖಲೆಯಿಂದ ಅವ್ರಿಗೇನೆ. ಇಷ್ಟು ದಿವಸಗಳ ಕಾಲ ಅವರು ಬರೆದು ಪಾಠ ಶುರುವಾಗಿಲ್ಲ. ನಾನು ಬರೋ ತಡ ಅವ್ರು ಬಂದು ಕೂತ್ಬಿಡ್ತಾ ಇದ್ರು. ಇಷ್ಟು ಲಾಲಸೆ ಇದ್ರೆ ಸ್ವಾಮಿಗಳಲ್ಲಿ ಕರಗತೆ ಇರೋದು ನೆನಪಿರಬೇಕು. ಬುಧೋ ವಿಧಾನಂ ಶ್ರವಣಂ ಬುಧೇತರಹ ಧ್ರುವಂ ವಿದಧ್ಯಾ ವಿಭೂಕ್ಷುರಾತ್ಮನಃ ಒಂದು ವಿಧದ. ಎರಡನೇದಾಗಿ ಅವರಲ್ಲಿ ಕರೆದ ಮತ್ತೊಂದು ಗುಣ ಅಂದರೆ ನಿಮಗೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. 35 ವರ್ಷದಿಂದ ವಿಷ್ಣು ಪಂಚಕ ಮಾಡ್ತಿದ್ದಾರೆ. 35 ವರ್ಷದಿಂದ ಪ್ರತಿ ವರ್ಷ ಮತ್ತೆ ಒಂದ್ಸರ್ತಿ ಮಾಡೋದು ಕಷ್ಟ. ನಾವು ವಿಷ್ಣು ಪಂಚಕ ಬರ್ತಾನ 35 ವರ್ಷದ ವಿಷ್ಣು ಪಂಚಕ ಮಾಡಿ ಭಾಷ್ಮ ಭಾಗವತ ಸಪ್ತಾಹ ಕೇಳ್ತಾರೆ ವಿಷ್ಣು ಪಂಚಕದ ಕಾಲಕ್ಕೆ. ನೀವು ನೋಡಿದ್ರೆ ಗೊತ್ತಾಗೋದಿಲ್ಲ ಅವ್ರ ಬಗ್ಗೆ. ಒಳ್ಳೆ ಸಾತ್ವಿಕರು, ಭಾರಿ ಸಾತ್ವಿಕರು. ಅವರಿಗೆ ದುಡ್ಡು ಕೊಡಿ ಮತ್ತೆ ಒಂದು ಪೈಸೆ ಮುಟ್ಟೋದಿಲ್ಲ, ನಿಮಗೆ ನೀವೇ ನೋಡೋದು ಚಟ್ಟ ಮುಟ್ಟೋದಿಲ್ಲ ಅದನ್ನ. ಇದೆಲ್ಲ ಯಾತಕ್ಕೆ ಅಂದರೆ ಒಂದು ನಿಜವಾದ ಕಳಕಳಿ ಇದೆ ಅವರಿಗೆ, ಜ್ಞಾನ ಲಾಲಸೆ ಇದೆ, ಜಿಜ್ಞಾಸು ಆಗಬೇಕು ಅಂತ ಅಪೇಕ್ಷೆ ಇದೆ. ಅದನ್ನೆಲ್ಲ ಅವರಲ್ಲಿ ಕಂಡ್ರೆ ಶ್ರೀಧರ ಸ್ವಾಮಿಗಳಿಂದ ಪ್ರಭಾವಿತರಾದ ವ್ಯಕ್ತಿ ಆಗಿರ್ತಾರೆ ಎಂಬುದಕ್ಕೂ ಒಳ್ಳೆ ನಿದರ್ಶನವಾಗಿ ಅವರಿದ್ದಾರೆ. ಇಡೀ ನಮಗೊಂದು ಪದ್ಧತಿ ಉಂಟು. ಮಹಾಭಾರತ ಪ್ರವಚನ ಆಗ ಅಶ್ವತ್ಥಾಮಾಚಾರ ಬಂದು ಕೂಡ್ತಾರೆ ಅಂತ ಹೇಳ್ತಾರೆ. ಅಶ್ವತ್ಥಾಮಾಚಾರ ಬಂದರೂ ಗೊತ್ತಿಲ್ಲ, ವಿಶ್ವಕೃಪಾ ತೀರ್ಥರು ಅಂತ ಕೂತ್ಬಿಟ್ಟು ಅಲ್ಲಿ ಅಶ್ವತ್ಥಾಮಾಚಾರ ಕೂತು ನೆನಪಿಸ್ತಾ ಇದ್ದಾರೆ. ಬಹಳ ಸಾತ್ವಿಕರು, ಬಹಳ ಸಾತ್ವಿಕರು ಅವರು. ಅದನ್ನೇ ನೋಡೇ ಇದ್ದೀರಿ, ಎಷ್ಟು ದಿವಸ ನೀವು ನೋಡ್ಬಿಟ್ಟಿದ್ದಾರೆ, ಒಂದು ಕೂತವರು ನೋಡಿದ್ದೀರಿ. ಆದ್ದರಿಂದ ಹೆಚ್ಚು ಹೇಳೋ ಕಾರಣ ಇಲ್ಲ. ಅಂತೂ 4 ಜನ ಸ್ವಾಮಿಗಳು ಸೇರಿದ್ದಕ್ಕೆ ಏನಾಯಿತು ಅಂದರೆ, ಆಚಾರ್ಯ ಹೇಳ್ತಾರೆ ತಮ್ಮ ಗ್ರಂಥಗಳು 4 ವಿಧ ಪುರುಷಾರ್ಥ ಕೊಡುತ್ತೆ ಅಂತ ಆಚಾರ್ಯ ಹೇಳ್ತಾರೆ. ಧರ್ಮಾದಿ ಮೋಕ್ಷ ಅಂತ ಪುಮರ್ಥ ಹೇತು. ಆದ್ದರಿಂದ 4 ಜನ ಸ್ವಾಮಿಗಳಿದ್ದಾರೆ ಅಂದ್ರೆ ಒಂದೇ ಸ್ವಾಮಿಗಳಂದ್ರೆ ಶುದ್ಧ ಪುರುಷಾರ್ಥ ಅಂತ, ಬರೀ ಪುರುಷಾರ್ಥ ಅಲ್ಲ, ಶುದ್ಧ ಪುರುಷಾರ್ಥ ಕೊಡ್ತಕ್ಕಂಥ ಯೋಗ ಪರಮಾತ್ಮ ಮಾಡಿದ್ದಾನೆ. ಎಷ್ಟು ಅಭಿನಂದನೆ ಮಾಡಿದರೂ ಸಾಲದು. ಈ ಜಾಗ ಎಂಥದ್ದು, ಕೃಷ್ಣ ಇದ್ದಾನೆ, ಮಧ್ವಾಚಾರ್ಯರಿದ್ದಾರೆ, ಸ್ವರ್ಮೂಲಕಾರರಲ್ಲಿದ್ದಾರೆ, ಸ್ವರ್ಮೂಲ ಪ್ರತಿಪಾದ್ಯ ಇದ್ದಾನೆ, ಸ್ವರ್ಮ ಟಿಪ್ಪಣಿಕಾರರು ರಾಜರಾಜ ಸ್ವಾಮಿಗಳಿದ್ದಾರೆ, ರಾಘವೇಂದ್ರ ಸ್ವಾಮಿಗಳಿದ್ದಾರೆ, ಕಲ್ಪವೃಕ್ಷ ಕಾಮಧೇನು. ಇಂಥ ಒಂದು ಜಾಗ ಎಲ್ಲಿ ಸಿಗುತ್ತೆ ಬೆಂಗಳೂರಿನ? ನಮಗೆ ಯೋಚನೆ ಮಾಡಿ. ವಿದ್ಯಾಪೀಠ ಅಂದರೆ ನಿಜವಾಗಲೂ ಕೂಡ ರಾಯರಿದ್ದಾರೆ ಮಂತ್ರಾಲಯ, ಕೃಷ್ಣ ಇದ್ದಾರೆ ಉಡುಪಿ, ಮಧ್ವಾಚಾರ್ಯ ಇದ್ದಾರೆ ಬದರಿ, ವಾದಿರಾಜರಿದ್ದಾರೆ ಹೂವಿನಕೆರೆ, ಎಲ್ಲ ವರ್ಗಗಳಿಗೆ ಸೇರಿಸ್ತಾ ಮಾಡಿಬಿಟ್ಟಿದ್ದಾರೆ. ಅಂತ ಒಂದು ಸುಯೋಗ ನಮಗೆ ಬಂದು ಇಷ್ಟು ಜನ ಸೇರಿ ನಿಮ್ಮನ್ನು ಭಾರಿ ಅಭಿನಂದನೆ ಮಾಡಬೇಕು ನಾನು. ಯಾಕಂದ್ರೆ ಬೆಳಿಗ್ಗೆ 7-7:30 ಒಂದಿವಸ 7, 7:30 7:30 ಯಾವಾಗ ಹೇಳಿದ್ರು ಕೂಡ ನೀವು 8 ಸಂಖ್ಯೆಯಲ್ಲಿ ಬರ್ತಿದ್ರಲ್ಲ, ನನಗೆ ಸಂಕೋಚ ಆಗಿಬಿಡೋದು. ನಾನೇ ತಡವಾಗಿ ಬರ್ತಿದ್ದೇನೆ ಭಾವನೆ ಬಂದು, ನಿಮಿಷ ತಡ ಆದರೂ ಮನಸ್ಸಿಗೆ ಬಹಳ ಆತಂಕ ಆಗೋದು. ಅಷ್ಟರ ಮಟ್ಟಿಗೆ ನೀವು ಆಸಕ್ತಿ ತೋರಿಸಿದ್ದೀರಿ ಅಂದರೆ ಸ್ವರ್ಮೂಲ ಗ್ರಂಥಗಳ ಬಗ್ಗೆ ನಿಮಗಿರತಕ್ಕಂಥ ಒಲುಮೆಗೆ ಎಷ್ಟು ಪ್ರಶಂಸೆ ಮಾಡಿದರೂ ಸಾಲದು. ಇದರ ಯಶಸ್ಸಿನ ನಿಮ್ಮ ಪಾಲು ತುಂಬ ಜಾಸ್ತಿ ಇದೆ. ನಿಮಗೆಲ್ಲ ಅತ್ಯಂತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ. 12 ವರ್ಷ ಪಾಠ ಕೇಳಿದವರಂತ ದಿವಸ 8-9 ಸಾಮಾನ್ಯನ ಪಾಪ, ಅಷ್ಟು ಕಷ್ಟಪಟ್ಟು ವರ್ಷಗಟ್ಟಲೆ ಕೇಳಿದ್ದೀರಿ. ನಿಮಗೆಲ್ಲ ದೇವರ ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಮತ್ತೊಮ್ಮೆ ಪರಮಪೂಜ್ಯ ಶ್ರೀಪಾದಂಗಳವರಿಗೆಲ್ಲ ಭಕ್ತಿಪೂರ್ವಕವಾಗಿ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಣೆ ಮಾಡ್ತಾ, ಈ 3ನೇದು ಮುಗಿತು ಅಂತಾಗಬಾರದು, 4ನೇದು ಮತ್ತೆ ನಡೆದು ಶ್ರೀಗಳವರು ನಿರ್ವಿಘ್ನ ಮುಗಿ ಹಾಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಬದಲಿ ಹೇಳಿದಂತೆ ನಾಳೆಯಿಂದ ಮತ್ತೆ ಮನೆಯಲ್ಲಿ ಪಾಠ ಪ್ರಾರಂಭವಾಗ್ತಾ ಇದೆ. ಹೊಸಬರು ಮತ್ತೆ ಸೇರ್ಕೊಳ್ಬಹುದು ಅದಕ್ಕೆ. ನಾಳೆ ಆಗ ಭಾಗವತ ಸಾರ ಅಂತ ಸರ್ವಮೂಲ ಮುಗಿಸಿ ಭಾಗವತ ಸಾರ ಶುರುವಾಗಿದೆ. ಅದ ಜೊತೆಗೆ ನಾಳೆ ತತ್ವ ಸಂಖ್ಯಾನ ಟೀಕಾನೂ ಶುರು ಮಾಡಿಬಿಟ್ಟು ಇನ್ನೊಮ್ಮೆ ಸರ್ವಮೂಲ ಪ್ರವಚನ ಪ್ರಾರಂಭವಾಗ್ತಾ ಇದೆ. ಯಾರು ಹೊಸ್ತಾಗಿ ಸೇರ್ಕೊಳ್ಳೋರಿದ್ದೀರಲ್ಲ ಅವರೆಲ್ಲರಿಗೂ ಆಹ್ವಾನ ಅಂತ ಹೇಳ್ತಾ, ಅದು ನಿರ್ವಿಘ್ನವಾಗಿ ನಡೆಯಲಿ ಶ್ರೀಗಳವರಲ್ಲಿ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಇದನ್ನು ನಡೆಸಬೇಕಾದ್ರೆ ಕೃಷ್ಣಾರ್ಪಣ ಅಂತ ಹೇಳಬೇಕು. ನರತೀರ್ಥರು ಪುಣ್ಯದಿನ ಒಂದು ಕಡೆಗೆ ಪರೋಕ್ಷವಾಗಿ ಸ್ವಾಮಿಗಳು ಕೂತಿದ್ದಾರೆ. ನಾವು ಜ್ಞಾನಿಗಳ ಮೂಲಕ ಅರ್ಪಣೆ ಮಾಡಿದರೆ ಅನಂತ, ಯತಿಗಳ ಮೂಲಕ ಮಾಡಿದರೆ ಅನಂತಾನಂತ, ಪೀಠಾಧೀಶರ ಮೂಲಕ ಮಾಡಿದರೆ ಅನಂತಾನಂತಾನಂತ, ಪೇದಾರ ಸ್ವಾಮಿ ಮೂಲಕ ಮಾಡಿದರೆ ಅನಂತಾನಂತ, ಎಷ್ಟೋ ಅನಂತ ಆಗೋಗ್ಬಿಡುತ್ತೆ. ಅದರಿಂದಾಗಿನೇ ಇವತ್ತಿನ ದಿವಸ ಅನಂತಾನಂತ ಪುಣ್ಯವರ ಯೋಗ ಬಂದಿದೆ. ಅದನ್ನು ಇವತ್ತು ಮಾಡಿಸೋದಕ್ಕೆ ಇಬ್ಬರು ಶ್ರೀ ಶುಭ ರಂಗನಾಥ ದಂಪತಿಗಳು ಒಂದು ಕಡೆಗೆ, ಪ್ರೇಮಾ ಮುರಳಿಯ ದಂಪತಿಗಳು ಒಂದು ಕಡೆಗೆ, ರಂಗನಾಥ್ ಅವರ ಬೈಕ್ 8-7 ವರ್ಷದಿಂದ ಕೇಳ್ತಾ ಇದ್ರು, ಆಗಬೇಕು ಆಗಬೇಕು ಅಂತ ಅಪೇಕ್ಷೆ ಇತ್ತು ಅವರಿಗೆ. ಕಾಲ ಕೂಡಿ ಬಂದಿರಲಿಲ್ಲ. ಅದೇ ಕಾಲಕ್ಕೆ 2 ಕಾರ್ಯಕ್ರಮ ಸೇರಿಬಿಟ್ಟು ನಡೆದಿದೆ. ಇಬ್ಬರಿಗೂ ದೇವರು ವಿಶೇಷ ಅನುಗ್ರಹ, ಅವರು ಹೆಚ್ಚು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಅವರು. ಆದ್ದರಿಂದ ಅವರಿಬ್ಬರಿಗೂ ದೇವರು ಅನುಗ್ರಹ ಮಾಡಲಿ. ವಿಶೇಷವಾಗಿ ಬೇರೆ ಅನುಗ್ರಹ ಅಲ್ಲ, ಜ್ಞಾನಭಕ್ತಿ ವೈರಾಗ್ಯ ಕೊಡೋದು ದೊಡ್ಡ ಅನುಗ್ರಹವಾದ್ರಿಂದ ಅದನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇವತ್ತು ಸಾಯಂಕಾಲ ಮಹಾಭಾರತ ಮುಂದುವರಿಯುತ್ತೆ ನಿರ್ಣಯ ಪ್ರವಚನ, ನಾಳೆ ಸಾಯಂಕಾಲ ಮಂಗಳ ಮಹೋತ್ಸವ, ಅದಕ್ಕೆ ಅದಕ್ಕೂ ಶ್ರೀಗಳು ಉಪಸ್ಥಿತರಿರ್ತಾರೆ, ಅನುಗ್ರಹ ಮಾಡಿದ್ದಾರೆ. ಅದಕ್ಕೆ ಈಗಲೇ ಅದು ಬಂದೆ ಅವರು ಮತ್ತೊಮ್ಮೆ ಅವರಿಗೆ ಆಹ್ವಾನ ತಿಳಿಸ್ತಾ, ಇದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮತ್ತೊಮ್ಮೆ ನಮ್ಮ ಮಾತನ್ನು ಹೇಳಲು ಸಾಧ್ಯ ಇಲ್ಲ. ಭೂಯಿಷ್ಠಾಂತೆ ನಮ್ಮ ಮುಕ್ತಿಂ ವಿಧೇಮ ಅಂತ ಹೇಳಿ ವೇದೋ ಪ್ರವಚನ ಮಾಲೀಕರ ಕೃಷ್ಣಾರ್ಪಣೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಸಾಯಂಕಾಲ ಇವತ್ತು 5:00 ಪ್ರಾರಂಭ. ಮತ್ತೆ ಮೊದಲು ವಿಷ್ಣು ಸಹಸ್ರ ಬಗ್ಗೆ ಪರಸ್ಪರ ಪ್ರವಚನ ಇರುತ್ತೆ, ಆಮೇಲೆ ಮಹಾಭಾರತ ಪ್ರವಚನ. ಇವತ್ತು ನಾಳೆ 2 ಅಧ್ಯಾಯ ಇದೆ, ಇವತ್ತೊಂದು ಅಧ್ಯಾಯ, ನಾಳೊಂದು ಅಧ್ಯಾಯ ಆದರೆ ತತ್ವ ನಿರ್ಣಯ ಮೂದೋಗುತ್ತೆ. ಆದ್ದರಿಂದ ಸರಿಯಾಗಿ ಇವತ್ತು ಶುರು ಮಾಡಿ 8:00 ಆಗಸ್ಟ್ ಬುಸ ಪ್ರಯತ್ನ ಪಡೋಣ. ಪರಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಗಳು ಉಪಸ್ಥಿತರಿರ್ತಾರೆ. ನಾಳೆ ಎಲ್ಲರೂ ಉಪಸ್ಥಿತ, ನಾಳೆ ಅವರಿರಲ್ಲ, ಅವರಿರಲ್ಲ, ಅದು ಇಬ್ಬರಿಬ್ಬರು ಅನುಗ್ರಹ ಮಾಡ್ತಾರೆ. 4 ದಿವಸ ಸ್ವಾಮಿಗಳಿದ್ದಾರೆ ಈಗ, ಫಲಿಮಾರ ಶ್ರೀಪಾದಗಳು ಮೊನ್ನೆ, ನಿನ್ನೆ ಬಂಡಾಗಿರ ಶ್ರೀಪಾದ, ಇವತ್ತು ಅವರು, ನಾಳೆ ಇವರು. ಆದ್ದರಿಂದ 4 ಪುರುಷಾರ್ಥ ಮತ್ತೊಮ್ಮೆ ಬಂದಾಗಾಯ್ತು ನಮಗೆ. ಅದು ದೊಡ್ಡ ಸುಯೋಗ, ಶ್ರೀಗಳು ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ, ತಮ್ಮೆಲ್ಲರಿಗೂ ಕೂಡ ಅನ್ನವೇ ಧನ್ಯವಾದ ಹೇಳ್ತಾ, ಈಗೆಲ್ಲರೂ ಸಹ ಇಲ್ಲಿ ಬಂದವರೆಲ್ಲ ಈ ತೀರ್ಥಪ್ರಸಾದವನ್ನು ಸ್ವೀಕಾರ ಮಾಡಿಯೇ ಹೋಗಬೇಕು ಅಂತ ಹೇಳಿ ಸೇವಾಕರ್ತ ಹೇಳ್ತಾ ಇದ್ದಾರೆ. ಶ್ರೀಗಳವರು ಆದೇಶ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಇಲ್ಲೇ ತೀರ್ಥಪ್ರಸಾದ ವ್ಯವಸ್ಥೆ ಇದೆ ಅಂತ ತಿಳಿಸಿ ಈ ನಾಲ್ಕು ಮಾತುಗಳನ್ನು ಶ್ರೀ ಕೃಷ್ಣಾರ್ಪಣ ವಸ್ತು ಅಂತ ಹೇಳ್ತೇನೆ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತಃ ಅಗೋಚ ಮಹಂತೇನ ಪ್ರಿಯತಾಂ ಕಮಲಾಲಯ.
ಪೂಜ್ಯರಾದ ಪ್ರವಂಚನಾಚಾರ್ಯರು ಸುಮಾರು 3 ಗಂಟೆಗಳ ಕಾಲ ಸರ್ವಮೂಲದ ಸಾರವನ್ನ ಎಲ್ಲವನ್ನೂ ಕೂಡ ತೆಗೆದು ತಾಯಿ ಮಗುವಿಗೆ ಸಿಪ್ಪೆಯನ್ನು ಸುಲಿದು ಯಾವ ರೀತಿಯಾಗಿ ಬಾಳೆಹಣ್ಣಿನ ತಿನ್ನಿಸ್ತಾಳೆ ಅಷ್ಟೇ ಸುಲಲಿತವಾಗಿ ಸರ್ವಮೂಲ ಗ್ರಂಥದ ಸಾರವನ್ನೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಸಾಕ್ಷಾತ್ ಬೃಹಸ್ಪತ್ಯಾಚಾರ್ಯರೇ ಬಂದಂತೆ ಆಯಿತು ಇವತ್ತು. ಪ್ರವಂಚನಾಚಾರ್ಯರ ಪ್ರವಚನ ಅಂತ ಹೇಳಿದ್ರೆ ನಿರರ್ಗಳವಾಗಿ ವಾಗ್ಝರಿ ಗಂಗಾ ಪ್ರವಾಹದಂತೆ ಅವರ ಮುಖದಿಂದ ಹೊರಹೊಮ್ಮತಾ ಇತ್ತು. ಅಂತಹ ಉತ್ತಮವಾದ ಪ್ರವಚನವನ್ನು ನಡೆಸಿಕೊಟ್ಟ ಪ್ರವಂಚನಾಚಾರ್ಯರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಪರಮಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಆಶೀರ್ವಚನವನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ರು ದಯವಿಟ್ಟು ಕುಳಿತುಕೊಂಡು ಇನ್ನ ಕೆಲವೇ ನಿಮಿಷಗಳಲ್ಲಿ ಈ ಕಾರ್ಯಕ್ರಮ ಮುಗಿತಾ ಇದೆ, ಆದರೆ ದಯವಿಟ್ಟು ಎಲ್ಲರೂ ಕೂಡ ಉಪಸ್ಥಿತರಾಗಬೇಕು ಎಂಬುದಾಗಿ ಕೇಳ್ಕೊಳ್ತಾ ಇದ್ದೇನೆ.
ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂ ಚ ವಿಜ್ಞಾನ ಸಹಸ್ರಭಾನಂ ಪೂರ್ಣ ಪ್ರಬೋಧಂ ಚ ಸುತತ್ವದೀಪಂ ಕ್ರಮಾಗುರುಂ ಶ ಪ್ರಣಮಾಮಿ ಮೂರ್ಧನಾ. ಪೂರ್ಣ ಪ್ರಬೋಧಂ ಚ ಸುತತ್ವದೀಪಂ, ಶ್ರೀಮದ್ ಆಚಾರ್ಯರನ್ನು ತತ್ವದೀಪ ಅಂತ ಕರೆದಿದ್ದಾರೆ. ಈ ಜಗತ್ತನ್ನು 3 ಬಗೆಯಾಗಿ ವಿಂಗಡಿಸಿದ್ದಾರೆ, ಈಶಾ ಜೀವ ಜಡ ಅಂತ ಹೇಳಿಕೊಂಡು. ಆದರೆ ಈಶನಿಗೂ ದುಃಖ ಇಲ್ಲ, ಈಗ ಜಡಗಳಿಗೂ ಕೂಡ ದುಃಖ ಅನ್ನೋದಿಲ್ಲ. ಅದುಃಖ ಇದರ ತರುವಂ ಜೀವ ಇವತ್ತು ದುಃಖಿನ ತೇಷಾಂ ದುಃಖ ಪ್ರಾಣಾಯ ಶ್ರುತ ದೇಶ ಪ್ರವರ್ತನೆ. ಭಗವಂತ ನಮಗೆ ಏನು ಶ್ರುತಿಗಳನ್ನು ಕೊಟ್ಟಿದ್ದಾನೆ, ಯಾಕೋಸ್ಕರ ಕೊಟ್ಟಿದ್ದಾನೆ? ದುಃಖಿಗಳಾಗಿರತಕ್ಕಂಥ ಜೀವನ ದುಃಖ ನಿವೃತ್ತಿ ಆಗಲಿ ಅಂತ ಹೇಳಿಕೊಂಡು ಆಗೋದು ಹೇಗೆ? ಭಗವಂತನ ಧರ್ಮಪ್ರಸಾದದಿಂದ ಅಲ್ಲಾಗುವುದು. ಯಾರು ಭಗವಂತ ಸರ್ವೋತ್ಕೃಷ್ಟ ಜ್ಞಾನ ಪಡೆದಿದ್ದಾರೆ ಅವನಿಗೆ ಭಗವಂತನಲ್ಲಿ ಭಕ್ತಿ ಹುಟ್ಟತ್ತೆ, ಭಗವಂತನ ಪರಮಾನುಗ್ರಹ ಆಗತ್ತೆ. ಇಂತಹ ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿಕೊಡೋದಕ್ಕೋಸ್ಕರ ಎಲ್ಲ ಶಾಸ್ತ್ರಗಳನ್ನು ಭಗವಂತನನ್ನು ಕೊಟ್ಟಿದ್ದಾನೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನಿಗೆ ಒಂದು ಮಾತು ಹೇಳ್ತಾ ಇದ್ದಾನೆ, ಅರ್ಜುನ ಯಜ್ಞಾತ ನೇಹ ಭೂಯೋನ್ಯದ ಜ್ಞಾತವೇ ಮೋಹಿಷ್ಯತೆ ಅಂತಹ ಮಾತನ್ನು ಹೇಳ್ತೇನೆ. ಏನು ತಿಳಿದದ್ದಾದರೆ ಇನ್ನು ತಿಳಿಯಲಿಕ್ಕೆ ಬಾಕಿ ಇರೋದದ್ದು ಅಂತಿಲ್ಲ, ಅಂತಹ ವಿಚಾರವನ್ನು ಹೇಳ್ತೇನೆ. ಹೀಗೆ ಪೀಠಿಗೆ ಹಾಕಿ ತಿಳಿಸಿದ ಮಾತು ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ, ನನ್ನನ್ನು ಮೀರಿದ ಪರತತ್ವ ಮತ್ತೊಂದಿಲ್ಲ. ಭಗವಂತ ಮುಖತಃ ಅಲ್ಲಲ್ಲಿ 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 ತನ್ನ ಸರ್ವೋತ್ತಮತ್ವ ಭಗವಂತನೇ ಪ್ರತಿಪಾದನೆ ಮಾಡಿಕೊಟ್ಟಿದ್ದಾನೆ. ಆದರೆ ಕಾಲದ ಬಲದಿಂದಾಗಿ ಸೂರ್ಯ ನಡುನೆತ್ತಿಗೆ ಬಂದಿದ್ದಾನೆ, ಆದರೂ ಕೂಡ ಮೋಡವನ್ನು ಸಿಗಿದಾಗ ನಮಗದ ಬೆಳಕು ಸಿಗೋದಿಲ್ಲ. ಹಾಗೆ ಆ ಮೂಲಗಳಿಗೆ ಅನೇಕ ಬಗೆ ಭಾಷೆಗಳು ಬಂದಾಗ ದೊಡ್ಡ ಗಾಳಿ ಬಂತಂದ್ರೆ ಮೋಡ ಎಲ್ಲ ಚಲ್ಲಚಟ್ಟರಾಗಿ ಹೋಗುತ್ತೆ. ಹಾಗೆ ಶ್ರೀಮದ್ ಆಚಾರ್ಯರು ವಾಯುದೇವರು ಬಂದು ನನಗೆ ಮತ್ತೆ ತತ್ವದ ಉದ್ದೀಪನವನ್ನು ಮಾಡಿಕೊಟ್ರು. ಆ ಸರ್ವ ಮೂಲ ಗ್ರಂಥಗಳನ್ನು ನಾವು ನಿರಂತರ ಅಧ್ಯಯನ ಮಾಡಬೇಕು. ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿಕೊಟ್ಟು ನಮಗೆಲ್ಲರಿಗೆ ಆರಂಭ ಕೊಟ್ಟರು, ನೀವು ಅದನ್ನು ಮಾಡಿ. ಆಚಾರ್ಯರು ಕೊಟ್ಟಿರುವಂತಹ ಶಾಸ್ತ್ರ ಏನಿದೆ ಅದನ್ನು ಅಧ್ಯಯನ ಮಾಡುವ ಭಾಗ್ಯವಾಗಬೇಕು. ಪ್ರಾಚೀನ ಕೀರ್ಣ ಪುಣ್ಯೋಚ್ಯ ಚತುರತರ ಆಚಾರತಃ ಚಾಪುಸ್ತಾನ್ ಅತ್ಯುಚ್ಚಾನ್ ಹೃದಯಂತೀಂ ಶ್ರುತಿ ಚಿತವಚನಾಂ ಸಾವಧಾನ ಸಜ್ಜುಚುಂಚೂನ್ ವ್ಯಾಖ್ಯಾನ್ ಉತ್ಖಾ ಉತ್ಖಾನ್ ಚಿರಂ ಉಚಿತ ಮಹಾಚಾರ ಚಿಂತಾರತಾಂಸ್ತೆ ಚಿತ್ರಾನ್ ಸಜ್ಜಾಪ್ರಗತ ಚರಣಭರಿತಾನ್ ಸ್ವಾಮಯ ಅಸ್ಮಾನಸ ಕಿಂಚಿತ್ತು ಅಂತ ಹೇಳಿಕೊಂಡ ನಿತ್ಯ ಆಚಾರದಲ್ಲಿ ಆ ಪ್ರಾರ್ಥನೆಯನ್ನು ನಮ್ಮ ಕಿವಿಗು ನಿತ್ಯವೂ ಬೀಳ್ತಾ ಇರಲಿ ಎಂದು ನಾವು ಮೊದಲು ಆಚಾರದಲ್ಲಿ ಪ್ರಾರ್ಥನೆ ಮಾಡಬೇಕು. ಗುರುಗಳಲ್ಲಿ ಪ್ರಾರ್ಥನೆ ಮಾಡುವ ಬಗ್ಗೆ ಮತ್ತೆ ಅಲ್ಲಿ ಮುಂದುವರಿಸ್ತಾ ಇದ್ದಾರೆ. ಮಾತರಮೇ ಮಾತರೀಶ್ವನ್ ಪಿತನ ಅಥವಾ ಗುರು ಭಾತಃ ಇಷ್ಟ ಅಷ್ಟ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಿತ ಜನ್ಮ ಮೃತ್ಯಾಯ ಗೋವಿಂದೇ ದೇವಿ ಭಕ್ತಿಂ ಭಗವತಿ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತಿ ಮಾತುದೇವ. ಭಗವಂತನಲ್ಲಿ ಭಕ್ತಿ ಕೊಡು. ಗುರುಗಳಲ್ಲಿ ನಾವೇನು ಕೇಳಬೇಕು? ಭಗವಂತನಲ್ಲಿ ಭಕ್ತಿ ಕೊಡು. ಭಗವಂತನಲ್ಲಿ ಭಕ್ತಿ ಬರಬೇಕು ಅಂತಿದ್ರೆ ಆ ಭಗವಂತನ ತತ್ವಜ್ಞಾನವನ್ನು ತತ್ವವನ್ನು ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡುವಂತಹ ಗುರುಗಳಲ್ಲಿ ನಿಮ್ಮಲ್ಲೂ ನಮಗೆ ಭಕ್ತಿಯನ್ನು ಕೊಡು. ಅಂತಹ ತತ್ವಜ್ಞಾನ ನಮಗೆ ಬಂತು ಅಂತಂದ್ರೆ ಭಗವಂತ ನಾವು ಆಚರಣೆಗೆ ಹೋಗೋ ಅಂತಾದರೆ ವಿಷ್ಣು ಮೂರ್ತ್ಯುತ್ತಮತ್ವ ಆದ್ರೆ ಅಖಿಲ ಗುಣಗಣಿ ತತ್ರ ಭಕ್ತಿಂದರೆ ತಾಂ ಸಂಶ್ರೇಷ್ಠ ಶ್ರೀಧರಾಭ್ಯಾಂ ಅಮುಂ ಅಥ ಪರಿವಾರಾತ್ಮನ ಸೇವಕೇಶು ಯತ್ತಂ ಧತ್ತೆ ವಿರಿಂಚಿ ಶ್ವಸನ ವಿಹಗಪ ಅನಂತ ರುದ್ರ ಇಂದ್ರ ಪೂರ್ವೇಶು ಆಧ್ಯಾಯನ ತಾರತಮ್ಯಂ ಸ್ಫುಟಂ ಅವತಿ ಸದಾವತಿ ವಾಯು ಅಸ್ಮದ್ ಗುರುಸ್ತಂ. ಭಗವಂತನ ಸರ್ವೋತ್ತಮತ್ವ ನಡೆದುಕೊಂಡು ಅವನಲ್ಲಿ ಗರಿಷ್ಠ ಪ್ರಮಾಣದ ಭಕ್ತಿ ಶ್ರೀಭೂ ಸಹಿತನಾದ ಭಗವಂತನಲ್ಲಿ ಇತರೆಲ್ಲ ತತ್ವಾಭಿಮಾನ ದೇವತೆಗಳು ಭಗವಂತನ ಪರಿವಾರದವರು ಸೇವಕರು ಅನ್ನೋದನ್ನು ನಡೆದುಕೊಂಡು ಅವರೊಳಗೂ ಆಧ್ಯಾಯನ ತಾರತಮ್ಯಂ ಯಾರು ವಿರಿಂಚಿ ಶ್ವಸನ ವಿಹಗಪ ಅನಂತ ರುದ್ರ ಇಂದ್ರಪೂರ್ವೇಶು ಭಗವಂತನ ಆರಾಧನೆ ಯಾರು ಮಾಡ್ತಾ ಇದ್ದಾರೆ ಸ್ಫುಟಂ ಅವತಿ ಸದಾ ಅವತಿ ವಾಯು ಅಸ್ಮದ್ ಗುರುಸ್ತಂ. ಅಂತಹ ವ್ಯಕ್ತಿಯನ್ನು ನಮ್ಮ ಗುರುಗಳು ವಾಯುದೇವರು ಸದಾಕಾಲ ರಕ್ಷಿಸ್ತಾರೆ, ನಿಸ್ಸಂಶಯವಾಗಿ ರಕ್ಷಿಸ್ತಾರೆ ಅಂತ ಹೇಳಿಕೊಂಡು ಪಂಡಿತಾಚಾರ್ಯ ಹೇಳಿದೆ ಇದು ನನ್ನ ಗೋಪಿಗೆ ಅಂತ ಹೇಳಿಕೊಂಡು ನಖಸ್ತುತಿಯನ್ನು ಬರೆದುಕೊಡುವ ಮೂಲಕ ಮುನ್ನುಡಿ ಹಿನ್ನುಡಿ ಹೌದು ಇದು ನನ್ನ ಗೋಪಿಗೆ ಅಂತ ಹೇಳಿಕೊಂಡು ಗೋಪಿಗೆ ಪತ್ರವನ್ನು ಶ್ರೀಮದ್ ಆಚಾರ್ಯ ನೀಡಿದ್ದಾರೆ. ಅಂತಹ ಶಾಸ್ತ್ರಾಧ್ಯಯನವನ್ನು ನಾವು ನಿರಂತರವಾಗಿ ಮಾಡಬೇಕು. ಪ್ರಭಂಜನಾಚಾರ್ಯರು ಹಾಗೆ ಅಸ್ಖಲಿತವಾಗಿ ಆ ಪಾಠವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಉಪನ್ಯಾಸ ನಡುವೆ ಒಂದು ಮಾತು ಹೇಳಿದರು, ಮಕ್ಕಳಿಗೆ ತತ್ವ ಸಂಖ್ಯಾನದಂತಹ ಒಂದು ಸಣ್ಣ ಒಂದು ಗ್ರಂಥವನ್ನು ಪಾಠ ಮಾಡಿಸಿ ಒಳ್ಳೆ ಬುದ್ಧಿವಂತರ ಆಗ್ತಾರೆ, ಫಸ್ಟ್ ರ್ಯಾಂಕ್ ಹೊಡಿತಾರೆ ಅಂತ ಹೇಳಿಕೊಂಡು ಸುಮ್ಮನೆ ಹೇಳಲಿಲ್ಲ, ಅವರನ್ನು ಅನುಭವಿಸಿ ಹೇಳ್ತಾ ಇದ್ದಾರೆ. ತಮ್ಮ ಪುತ್ರನಿಗೆ ಎಳೆಯಲ್ಲಿಯೇ ಸರ್ವಮೂಲ ಗ್ರಂಥಗಳನ್ನು ಪಾಠ ಮಾಡಿದ್ದಾರೆ. ಇವತ್ತು ಎರಡನೇ ಪರ ಪರವಿದ್ಯೆ ಅಪರವಿದ್ಯೆ ಎತ್ತರ ಸ್ಥಾನವನ್ನು ಅವನು ಜಯಂತ ಪಡೆದಿದ್ದಾನೆ. ಅನುಭವಿಸಿಕೊಂಡು ಹೇಳ್ತಾ ಇದ್ದಾರೆ ಆಚಾರ್ಯರು, ಹೇಳ್ತಾರೆ ಶ್ರೀಮದ್ ಆಚಾರ್ಯರು ಅನುಭವಯುಕ್ತವಾಗಿರತಕ್ಕಂಥ ಶಾಸ್ತ್ರದ ಮಾತು ಏನಿದೆ ಅದಕ್ಕೆ ಬೆಲೆ ಜಾಸ್ತಿ. ಅವರನ್ನು ಹಾಗೆ ಅನುಭವಿಸಿ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಪ್ರವಚನ ಕಾಲದಲ್ಲಿ ಪಾಠಗಾರರಲ್ಲೆಲ್ಲ ಭಾಗವತವನ್ನು ಅಷ್ಟು ಬಾರಿ ಪ್ರವಚನ ಮಾಡಿದವರು, ಇಷ್ಟು ಬಾರಿ ಪಾಠವನ್ನು ಮಾಡಿದವರು ಅಂತ ಹೇಳಿಕೊಂಡು ಪ್ರಸಿದ್ಧಿ ಇದೆ. ಹಾಗೆ ಸರ್ವೂರ ಗ್ರಂಥಗಳ ಪಾಠ ಅದು ಬಹುಬಾರಿ ಮಾಡಿದವರು ಅನ್ನತಕ್ಕಂತಹ ಶ್ರೇಯಸ್ಸು ನಮ್ಮ ಪ್ರಭಂಜನಾಚಾರ್ಯರಿಗೆ ಬರುವಂತೆ ಈಗ ತಾನೇ ಮೂರು ಬಾರಿ ಆಗಿದೆ, ನಾಲ್ಕನೇ ಬಾರಿ ಐದನೇ ಬಾರಿ ಹೀಗೆ ನಿರಂತರವಾಗಿ ನಡೆದು ಸಜ್ಜನ ವೃಂದಕ್ಕೆ ಆಚಾರ್ಯರು ಕೊಟ್ಟಿರುವಂತಹ ಶ್ರೀಮದ್ ಆಚಾರ್ಯರು ಕೊಟ್ಟಿರತಕ್ಕಂತಹ ತತ್ವಜ್ಞಾನ ಲಭ್ಯವಾಗುವಂತಹ ಆ ಯೋಗ ಅದು ಒದಗಿ ಬರಲಿ ಅಂತ ಹೇಳಿಕೊಂಡು ಹರಿಗುರುಗಳಲ್ಲಿ ಪ್ರಾರ್ಥಿಸಿ ಮಾತ್ರ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣ
ಶ್ರೀಪಾದಂಗಳವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡಾಗ ಶ್ರೀಮದ್ ಆಚಾರ್ಯರ ಶಾಸ್ತ್ರ ಪಾಠ ಪ್ರವಚನ ನಡೀತಾ ಇರತಕ್ಕಂತಹ ಜಾಗ ಅಲ್ಲಿಗೆ ನಾನು ಬರಲೇಬೇಕು ಎಂಬುದಾಗಿ ಶ್ರೀಮದಾಚಾರ್ಯರ ಮೇಲಿನ ಗೌರವದಿಂದ ಪ್ರವಚನಾಚಾರ್ಯರ ಮೇಲಿನ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಬದಿಗೊತ್ತಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹದ್ದು ತುಂಬಾ ಸಂತೋಷದ ಸಂಗತಿ. ಅವರು ನಮ್ಮೆಲ್ಲರನ್ನೂ ಕೂಡ ಆಶೀರ್ವದಿಸಬೇಕು ಎಂಬುದಾಗಿ ಪೂಜ್ಯ ಶ್ರೀಪಾದಂಗಳವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ.
ಆಚಾರ್ಯಪ್ಪವನೋಸ್ಮಾಕಂ ಆಚಾರ್ಯ ನೀಚ ಭಾರತಿ ದೇವೋ ನಾರಾಯಣ ಶ್ರೀಶ ದೇವಿ ಮಂಗಲ ದೇವತಾ. ಶ್ರೀಮದಾಚಾರ್ಯರು ಉಪದೇಶಿಸಿದ ಸಿದ್ಧಾಂತದ ಪ್ರಧಾನ ಅಂಶ ಶ್ರೀಹರಿಯ ಸರ್ವೋತ್ತಮತ್ವ, ಪ್ರಪಂಚ ಅದರ ಸತ್ಯದ ಪ್ರಪಂಚದ ಸತ್ಯತ್ವ, ಜೀವ ಜಡ ಭಗವಂತರಲ್ಲಿರುವ ಭೇದ, ತಾರತಮ್ಯ, ನಾಲ್ಕು ವಿಷಯಗಳು. ಅದರಲ್ಲಿ ಈ ಎಲ್ಲ ವಿಷಯಗಳು ಒಂದು ವೇದ, ಇನ್ನೊಂದು ಸಾಕ್ಷಿ. ನಿಷ್ಕಲ್ಮಿಷವಾದ ನಿರ್ದೇಶವಾದ ಪ್ರಮಾಣ ಅಂದರೆ ಆಚಾರ್ಯರು ತೋರಿಸುತ್ತಾರೆ ಎರಡು, ಒಂದು ಸಾಕ್ಷಿ. ಸಾಕ್ಷಿಯೇ ಯಾವುದು ತೋರಿದೆ ಅದೆಲ್ಲರಿಗೂ ಹಸಿಯಾಗುವುದಿಲ್ಲ. ಸತ್ಯವನ್ನು ಬಿಟ್ಟು ಅಸತ್ಯವನ್ನು ಸಾಕ್ಷಿ ಗ್ರಹಿಸದೇ ಇಲ್ಲ. ಸುಖ ಸಾಕ್ಷಿಗೆ ತೋರ್ತಾ ಇದೆ. ಸುಖ ಬಾರದೆ ಯಾರಿಗಾದರೂ ಸುಖದ ಅನುಭವ ಬರುವುದಿಲ್ಲ. ಎಲ್ಲ ವಸ್ತುಗಳನ್ನು ಧರಿಸಬಹುದು, ಸುಖ ದುಃಖ ಅದರ ಬಗ್ಗೆ ಯಾರಿಗೂ ಧ್ವನಿ ಬರುವುದಿಲ್ಲ. ಸಾಕ್ಷಿ ಶುದ್ಧ, ಯಾವಾಗಲೂ ಅಸತ್ಯವನ್ನು ಗ್ರಹಿಸುವುದೇ ಇಲ್ಲ ಅಂತ ಪರಮ ಪ್ರಮಾಣ ಸಾಕ್ಷಿ. ಇಲ್ಲಿ ನಿರ್ದೇಶವಾದದ್ದು ಭೇದ, ಯಾರು ದೃಷ್ಟಿ ಯಾರು ನಿರ್ಮಾಣ ಮಾಡಿದ್ದಲ್ಲ, ಯಾರ ಬುದ್ಧಿಯ ವಿಚಾರಕ್ಕೆ ಒಳಪಟ್ಟದ್ದಲ್ಲ. ಯಾರೇ ಎಷ್ಟೇ ದೊಡ್ಡ ವ್ಯಕ್ತಿಗಳೇ ಆಗಲಿ, ಅವರು ಹೇಳಿದ್ದರಲ್ಲಿ ಪೂರ್ಣ ವಿಶ್ವಾಸ ಬರುವುದೇ ಇಲ್ಲ. ಅನೇಕ ಮತಗಳಿವೆ, ತುಂಬ ಮತಾಚಾರ್ಯರು, ಅವರನ್ನು ಅವರು ಕಣ್ಣಿಗೆ ಕಂಡಿಲ್ಲ, ಎಷ್ಟೋ ಸಹಸ್ರ ವರ್ಷಗಳ ಹಿಂದೆ ಇದ್ದವರು. ಅವರಿಗೆ ಪೂರ್ಣ ಜ್ಞಾನ ಇದೆ, ಅವರು ಯಾವುದೇ ತರದ ಸಮಾನದಿಂದ ನಮ್ಮ ಖಾತ್ರಿ ಇಲ್ಲ. ನಮ್ಮ ಎದುರಿಗಿದ್ದವರು ಎಷ್ಟೋ ಸುಳ್ಳು ಎಷ್ಟೋ ಮೋಸ ಮಾಡ್ತಾರೆ, ಬಹಳ ಅತ್ಯಂತ ಪರಿಚಿತರನ್ನೇ ನಾನು ನಂಬಲಿಕ್ಕೆ ಆಗುವುದಿಲ್ಲ. ಸಹಸ್ರಾರು ವರ್ಷ ಹಿಂದೆ ಇದ್ದವರನ್ನು ಹೇಗೆ ನಂಬಬೇಕು? ಹೀಗಾಗಿ ವ್ಯಕ್ತಿಗಳ ಮಾತು ಅದನ್ನು ಪ್ರಮಾಣ ಅಂತ ಪೂರ್ಣ ವಿಶ್ವಾಸದಿಂದ ಸ್ವೀಕಾರ ಮಾಡಲಿಕ್ಕೆ ಬರುವುದಿಲ್ಲ. ಯಾವ ವ್ಯಕ್ತಿಯ ಬುದ್ಧಿಯನ್ನು ನೋಡಿದ, ಯಾರೂ ನಿರ್ಮಿಸದ, ಅನಾದಿಯಾಗಿ ಭಗವಂತನ ಬುದ್ಧಿಯನ್ನು ನಿರಂತರವಾಗಿ ಪ್ರವೇಶಿಸಿಕೊಂಡಿರುವ ವೇದ ಅಪುರುಷೀಯ. ಅಲ್ಲಿ ದೋಷ ಸಂಖ್ಯೆಗೆ ಅವಕಾಶವಿಲ್ಲ ಅಂತಹದ್ದು ಅಪುರುಷೀಯವಾದ ವೇದ. ಇನ್ನೊಂದು ಅತ್ಯಂತ ಪ್ರಮಾಣವಾದ ಸಾಕ್ಷಿ, ಎರಡು ಬಲವಾದ ಪ್ರಮಾಣಗಳು, ಅಲ್ಲಿ ಸಂಶಯ ಪಡೆಯಲಿಕ್ಕೆ ಅವಕಾಶವಿಲ್ಲ. ಅಂತಹ ಸಾಕ್ಷಿಯನ್ನು ಗಮನಿಸಿದಾಗ ಜಗತ್ತು ಸತ್ಯ, ಇದರಲ್ಲಿ ಸಂಶಯವೇ ಇಲ್ಲ. ಪ್ರತಿಯೊಬ್ಬರಿಗೂ ದುಃಖ ಬರುದು, ಸುಖ ಬರ್ತಾ ಇದೆ, ಅಜ್ಞಾನ ಭ್ರಾಂತಿ ಅನೇಕ ತರದ ದೋಷ ದೌರ್ಬಲ್ಯಗಳು ನಮ್ಮ ಅನುಭವಕ್ಕೆ ಸಿದ್ಧವಾಗಿದೆ. ಆದ್ದರಿಂದ ಇದೆಲ್ಲ ಅಂತರ ಜಗತ್ತು ಸತ್ಯ, ಬಾಕಿ ಹೊರಗಿನ ಜಗತ್ತು. ಅದು ಕೆಲವು ಪ್ರತ್ಯಕ್ಷ ವೈದ್ಯ, ಕೆಲವು ಸಾಕ್ಷಿಯ ವೈದ್ಯ. ಕಾಲ ಇದೆ, ಸ್ಪೇಸ್ ಇದೆ, ಟೈಮ್, ಇದರ ಬಗ್ಗೆ ಸಂಶಯ ಉಂಟೋ? ಅದು ಸಾಕ್ಷಿಯ ಗೋಚರ. ಇಂಥ ಬಾಹ್ಯ ಪ್ರಪಂಚ ಎಷ್ಟು, ಅಂತರ ಪ್ರಪಂಚ ಎಲ್ಲ ಸಾಕ್ಷಿಯಿಂದ ಸತ್ಯ ಅಂತ ಖಾತ್ರಿಯಾಗಿದೆ. ಇನ್ನು ಉಳಿದದ್ದು ಮೇಲೆ ಕಣ್ಣು ಪಂಚೇಂದ್ರಿಯಗಳಿಗೆ ತೋರುವುದು. ಪಂಚೇಂದ್ರಿಯಗಳಿಗೆ ತೋರಿದ ವಸ್ತುವನ್ನು ಕೂಡ ಪರೀಕ್ಷೆ ಮಾಡಿ ನಿರೀಕ್ಷಿಸಿ ಈ ಜ್ಞಾನ ಸರಿ ಎಂಬುದು ಅಲ್ಲಿ ಕೂಡ ಸಾಕ್ಷಿ. ಕೊನೆಯ ಮುದ್ದೆ, ಅಂತಿಮ ಮುದ್ದೆ ಸಾಕ್ಷಿ ನೀಡ್ತಾ ಇತ್ತು. ಸಾಮಾನ್ಯವಾಗಿ ಇಂದ್ರಿಯಗಳಿಂದ ಜ್ಞಾನ ಬರ್ತದೆ, ಸರಿಯೋ ತಪ್ಪು ಅಂತ ನಮಗೆ ಸ್ವಲ್ಪ ವಿಚಾರಕ್ಕೆ ಬಂದಾಗ ವಿಮರ್ಶೆ ಮಾಡಿ ಸಾಕ್ಷಿಯವರೆಗೆ ಪರಿಶೀಲನೆ ಮಾಡಿ ಕೊನೆಗೆ ಸತ್ಯ ಎಂಬುದು ತೀರ್ಮಾನ ಸಾಕ್ಷಿಯೇ ಮಾಡ್ತದೆ. ಆದ್ದರಿಂದ ಆಚಾರ್ಯರು ಬಾಹ್ಯ ಪ್ರಪಂಚದ ಅಸ್ತಿತ್ವವನ್ನು, ಆಂತರ ಪ್ರಪಂಚದ ಅಸ್ತಿತ್ವವನ್ನು ಕೂಡ ಸಾಕ್ಷಿ ಖಚಿತಪಡಿಸ್ತಾ ಇದೆ. ಆದ್ದರಿಂದ ಪ್ರತ್ಯಕ್ಷವಾದ ಪ್ರಪಂಚದ ಬಗ್ಗೆ ನಮಗೆ ಸಂಶಯ ಪಡಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತ್ಯಕ್ಷವಾದ ಕಣ್ಣಿಗೆ ಪಂಚೇಂದ್ರಿಗೆ ತೋರುವ, ಒಳಗಿನ ಇಂದ್ರಿಯಕ್ಕೆ ಗೋಚರವಾಗುವ ಸಕಲ ಜಗತ್ತನ್ನು ಕೂಡ ಕೆಲವನ್ನು ನೇರವಾಗಿ, ಕೆಲವನ್ನು ಡೈರೆಕ್ಟ್ ಆಗಿ, ಕೆಲವನ್ನು ಇಂಡೈರೆಕ್ಟ್ ಆಗಿ ಅದು ಸತ್ಯ ಎಂಬುದನ್ನು ಸಾಕ್ಷಿ ಖಚಿತಪಡಿಸ್ತಾ ಇದೆ. ಹೀಗೆ ನಿರ್ದೋಷವಾದ ಸಾಕ್ಷಿಯಿಂದ ನಮ್ಮೆಲ್ಲ ಜಗತ್ತು ಸತ್ಯ ಅಂತ ತೀರ್ಮಾನವಾಗಿದೆ. ಅದನ್ನು ಆಚಾರ್ಯರು ಪ್ರತಿಪಾದಿಸಿದ್ದಾರೆ. ಇನ್ನು ನಾನು ಪರಮಾತ್ಮನಲ್ಲ, ನಮಗೂ ಪರಮಾತ್ಮನಿಗೂ ಭೇದ, ಉಳಿದವರಿಗೂ ನಮಗೂ ಭೇದ. ಇದು ಕೂಡ ನಾನು ನಮಗೆ ಸಾಕ್ಷಿ ಅಂತ ಹೊರತಾ ನಾನು ನಾನು ಅವರಲ್ಲ, ಇನ್ನೊಬ್ಬರಲ್ಲ, ದೇವರಲ್ಲ, ನಿಮಗೆ ಅಪ್ರತ್ಯಕ್ಷ ಉಂಟು ಸಾಕ್ಷಿ. ಹೀಗೆ ಜಗತ್ತು ಸತ್ಯ ಅಂತ ಪ್ರತ್ಯಕ್ಷವು ನಾನು ದೇವರಲ್ಲ, ನಾನು ಮತ್ತೊಬ್ಬನಲ್ಲ, ಅದಕ್ಕಿಂತ ನಾನು ಭಿನ್ನ ಎಂಬುದಾಗಿ ಭೇದವು ಕೂಡ ಸಾಕ್ಷಿಯೇ ಅಷ್ಟು ಖಚಿತವಾಗಿ ತೋರ್ತಾ ಇದೆ. ತಿಳ್ಬೋದು ದೇವರನ್ನೇ ನಾವು ನೋಡಿಲ್ಲ, ನಾವು ದೇವರಲ್ಲ ಅಂತ ಪ್ರತ್ಯಕ್ಷ ಹೇಗೆ? ನಾವು ದೇವರಲ್ಲ ಅಂತ ಪ್ರತ್ಯಕ್ಷ ಬರಬೇಕಾಗಿದ್ದರೆ ದೇವರನ್ನು ನೋಡಬೇಕಾಗಿಲ್ಲ. ನಾನು ಪಿಶಾಚಿ ನೋಡಿದ್ದರೆ ಅವನು ನೋಡಿಲ್ಲ. ನಾನು ಪಿಶಾಚಿ ಅಲ್ಲ ಅಂತ ಪ್ರತ್ಯಕ್ಷ ಉಂಟ ಎಂದು ಸಂಶಯ ಉಂಟ? ನಾನು ಪಿಶಾಚಿ ಅಂತ ಯಾರಿಗಾದರೂ ಸಂಶಯ ಉಂಟ? ನಾನು ಪಿಶಾಚಿ ಅಲ್ಲ, ಪಿಶಾಚಿ ನೋಡಿಲ್ಲ, ಆದರೂ ನಾನಲ್ಲ, ನನಗೆ ಪ್ರತ್ಯಕ್ಷ ಉಂಟು. ಹಾಗೆ ಭಗವಂತ ನೋಡಿರಬಹುದು, ಅನಂತ ಗುಣಪರಿಪೂರ್ಣ, ನಿರ್ಜನ್ಮಾಧಿಕಾರಣ, ನಿರ್ದೋಷ, ಅಂತವನ್ನು ನಾನಲ್ಲ ಅಂತ ನಮಗೆ ಖಾತ್ರಿ ಉಂಟು. ನಮ್ಮಲ್ಲಿ ಎಷ್ಟು ದೋಷ, ಎಷ್ಟು ದುರ್ಗುಣ, ಅಜ್ಞಾನ ತುಂಬಿದ ನಾನು ಅಂತ ಪರಿಪೂರ್ಣವಾದ ದೇವರಲ್ಲ ಅಂತ ಪ್ರತ್ಯಕ್ಷ, ಸಾಕ್ಷಿ ಪ್ರತ್ಯಕ್ಷ ಎಲ್ಲರಿಗೂ ಉಂಟು. ದೇವರನ್ನು ನೋಡಿದ್ರೂ ನಾನು ದೇವರಿಲ್ಲ ಎಂದು ಖಚಿತವಾಗಿ ನಮಗೆ ಗೊತ್ತಾಗ್ತದೆ. ಹೀಗಾಗಿ ಪ್ರತ್ಯಕ್ಷದಿಂದ ಭಗವಂತನಿಂದ ನಮಗೂ ಭೇದ, ಉಳಿದ ವ್ಯಕ್ತಿಗಳಿಂದ ನಮಗಿರುವ ಭೇದ, ಅದೆಲ್ಲ ನಮಗೆ ಸಾಕ್ಷಿವೇದ್ಯವಾಗಿದೆ. ಇನ್ನು ತಾರತಮ್ಯ, ತಾರತಮ್ಯ ಪ್ರತ್ಯಕ್ಷ ಸಿದ್ಧ, ಎಲ್ಲರೂ ಒಂದರೆ ಒಬ್ಬರಂತೆ ಇಲ್ಲ. ಇಷ್ಟು ವ್ಯತ್ಯಾಸ ವೈಚಿತ್ರ್ಯ ಅನುಭವ ಸಿದ್ಧವಾಗಿದೆ. ಆದರೆ ಇಷ್ಟು ಅನುಭವ ಸಿದ್ಧವಾಗಿ ತಾರತಮ್ಯ ಇರಬೇಕಾಗಿದ್ರೆ ಅದಕ್ಕೊಂದು ಮೂಲ ಬೇಕೇ ಬೇಡವೆ. ತೀರ್ಥಪ್ರಾತ ಈ ಕಡೆ ತಾರತಮ್ಯಕ್ಕೆ ಮೂಲ ದೇವರ ಮಾಡಿದ್ದು ಅಂತಂದ್ರೆ, ಹಾಗಾಗಿ ದೇವರು ಪಕ್ಷಪಾತ ಮಾಡಿದ, ಎಲ್ಲರೂ ಒಂದೇ ರೀತಿ ಮಾಡಿಲ್ಲ. ಒಬ್ಬರನ್ನು ಕಷ್ಟಪಡುವಂತೆ, ಇನ್ನೊಬ್ಬರು ಖುಷಿಯಾಗಿರುವಂತೆ, ಈ ವ್ಯತ್ಯಾಸವನ್ನು ದೇವರೇ ಮಾಡಿದ್ದಾಗಲೇ ದೇವರ ಬಗ್ಗೆಯೇ ನಾವು ಸಂಶಯ ಪಡಬೇಕಾಗ್ತದೆ. ದೇವರು ಅವನಿಗೆ ಪಕ್ಷಪಾತವಿಲ್ಲ, ದೋಷವಿಲ್ಲ, ಸರ್ವಶಕ್ತ, ಯಾಕೆ ವೈಚಿತ್ರ ಬಂತು? ದೇವರ ಕಾರಣಲ್ಲ, ವೈಚಿತ್ರ್ಯ ಉಂಟು. ಅದಕ್ಕೆ ನಾವು ಮೂಡಬೇಕಲ್ಲ, ತಮ್ಮ ಸ್ಥಿತಿ ಆಕ್ಸಿಡೆಂಟ ಪರಮಾತ್ಮವಾದ ಏನು ಕಾರಣ ಇದೆ ವೈಚಿತ್ರ ಬರಲಿಕ್ಕೆ ಸಾಧ್ಯವಿಲ್ಲ. ಅದರ ಕಾರಣವಾಗಿ ನಮ್ಮೇ ಮೂಲಭೂತವಾದ ವ್ಯತ್ಯಾಸ ಇದೆ. ಎಲ್ಲಿನ ಹೋದರೂ ಜಗತ್ತಿನಲ್ಲಿ ವೈಚಿತ್ರ ಬರಬೇಕಾಗಿದ್ದರೆ ಏನು ಕಾರಣ ಎಂಬುದನ್ನು ಯಾವ ದಾರ್ಶನಿಕರು ಕೂಡ ಆಚಾರ್ಯರು ಬಿಟ್ಟು ಬೇರೆ ಯಾರು ಕೂಡ ಜಗತ್ತಿಗೆ ಯಾಕೆ ವೈಚಿತ್ರ ಬಂತು? ನಮ್ಮ ವೈದಿಕ ಸಿದ್ಧಾಂತ ಅವೈದಿಕ ಮತಗಳು ಯಾರು ಕೂಡ ಜಗತ್ತಿನಲ್ಲಿ ದೇವರನ್ನು ಒಪ್ಪಿದರು, ಒಪ್ಪದಿದ್ದವರು ಕೂಡ ಪುಣ್ಯ ಪಾಪ ಒಪ್ಪಿದ್ದಾರೆ, ಯಾಕೆ ವೈಚಿತ್ರ ಬಂತು? ಇದಕ್ಕೆ ಯಾರೂ ಉತ್ತರಿಸಿಲ್ಲ. ಎಲ್ಲ ವೈಚಿತ್ರಕ್ಕೆ ಕಾರಣ ಜೀವನ ಮೂಲಭೂತವಾದ ವ್ಯಕ್ತಿತ್ವ ಭಿನ್ನ ಭಿನ್ನವಾಗಿದೆ, ಒಂದೇ ರೀತಿ ಇಲ್ಲ. ಇದನ್ನು ಪರಮಾತ್ಮನ ಸೃಷ್ಟಿ ಮಾಡಿದ್ದಲ್ಲ, ಪರಮಾತ್ಮನ ವ್ಯತ್ಯಾಸ ಮಾಡಿಲ್ಲ. ಸಹಜವಾಗಿ ಅನಾದಿ ಕಾಲದಿಂದ ಜೀವನದಲ್ಲಿರುವ ಭಿನ್ನ ಭಿನ್ನ ವ್ಯಕ್ತಿತ್ವದಿಂದಾಗಿ ಈ ಜಗತ್ತಿನಲ್ಲಿ ವೈಚಿತ್ರ್ಯ ಬರಲಿಕ್ಕೆ ಅದು ಕಾರಣ. ಇದನ್ನು ಆಚಾರ್ಯರು ಸಮಮೂಲದಲ್ಲಿ ತರ್ಕಬದ್ಧವಾಗಿ ಯಾಕೆ ವೈಚಿತ್ರ್ಯ ಬಂತು, ಅದರ ಮೂಲ ಯಾರು? ದೇವರಲ್ಲ. ಹಾಗೆ ನಮ್ಮಲ್ಲಿಯೇ ಒಂದು ಅಂತ ಮೂಲಭೂತವಾದ ವೈಚಿತ್ರ್ಯ ಇದೆ, ಭಿನ್ನ ಭಿನ್ನ ವ್ಯಕ್ತಿತ್ವ ಇದೆ. ಇದನ್ನು ತೋರಿಸಿಕೊಟ್ಟವರು, ಸಮರ್ಥಿಸಿಕೊಟ್ಟವರು ಶ್ರೀಮದಾಚಾರ್ಯ. ನಾನು ಅನೇಕ ಸಮುದಾಯ ಕೊಡೋದುಂಟು. ಒಂದು ಮರವನ್ನು ಎರಡು ಮೂರು ಮರಗಳಿವೆ, ದೂರದಿಂದ ನೋಡಿದಾಗ ಒಂದೇ ಮರ ಅಂತ ಕಾಣಿಸ್ತದೆ, ದೂರದಿಂದ ಒಂದೇ ಮರ ಅಂತ, ಎರಡು ಮೂರು ಮರ ಕಾಣಿಸುವುದಿಲ್ಲ. ಸ್ವಲ್ಪ ಸಮೀಪ ಕಳೆದರೆ ಒಂದಲ್ಲ ಎರಡು ಮೂರು ಮರಗಳಿವೆ, ಒಂದೇ ಕಡೆ ಇದೆ, ವ್ಯತ್ಯಾಸ ಒಂದೇ ಕಡೆ ಇದೆ. ಸ್ವಲ್ಪ ಸಮೀಪ ಅತ್ಯಂತ ಸಮೀಪಕ್ಕೆ ಹೋದರೆ ಮರಗಳು ಬೇರೆ, ಅವುಗಳಲ್ಲಿ ತುಂಬಾ ಅವನ ಗಿಡ ಎಲೆ ಹಣ್ಣು ಎಲ್ಲದರಲ್ಲಿ ಕೂಡ ವ್ಯತ್ಯಾಸ ಇದೆ ಅಂತ ಸಮೀಪಕ್ಕೆ ಹೋದಾಗ ಮಾತ್ರ ವ್ಯತ್ಯಾಸ ಕಾಣಿಸ್ತದೆ. ದೂರದಲ್ಲಿ ಒಂದೇ ಮರ, ಸಮೀಪಕ್ಕೆ ಹೋದಾಗ ಅನೇಕ ಮರಗಳು ಒಂದೇ ದರ, ಬಹಳ ಸಮೀಪಕ್ಕೆ ಹೋದಾಗ ಅಲ್ಲಿ ಎಷ್ಟು ವ್ಯತ್ಯಾಸಗಳು ಎದ್ದು ಕಾಣಿಸ್ತದೆ. ಮೂಲ ದೂರದಿಂದ ನೋಡಿದಾಗ ಅದ್ವೈತ, ಒಂದೇ ರೈತ, ಯಾವುದೂ ಇಲ್ಲ. ಸ್ವಲ್ಪ ಸಮೀಪಕ್ಕೆ ಹೋದಾಗ ಅನೇಕ ರೀತಿಯಾಗಿ ಎಲ್ಲ ಒಂದೇ ದರ ಅಂತ, ಬಹಳ ಸಮೀಪಕ್ಕೆ ಹೋದಾಗ ಅನೇಕರಿದ್ದಾರೆ ಒಂದೇ ಕಾರಣ ಕಾಣಿಸ್ತಾರೆ. ಇದೇ ಅದ್ವೈತ, ವಿಶಿಷ್ಟಾದ್ವೈತ ಮತ್ತು ದ್ವೈತದ ಸಂದೇಶ ಇದೇ ಆಗಿದೆ. ಈ ಕಾರಣ ಜಗತ್ ಸತ್ಯತ್ವ, ಪರಮಾತ್ಮೆಯ ಮಗಿರುವ ಭೇದ ಮತ್ತು ಜಗತ್ತಿನಲ್ಲಿರುವ ತಾರತಮ್ಯ ಇವೆಲ್ಲವೂ ನಿಮ್ಮ ಪ್ರತ್ಯಕ್ಷದ ಬಲದಿಂದ ನಮಗೆಲ್ಲ ಸಮರ್ಥಿಸಿಕೊಟ್ಟು ಇಂತಹ ನಿರ್ದೋಷವಾದ ಅಪೌರುಷೀಯವಾದ ವೇದದ ಆಧಾರದಿಂದ ಅಂಥ ಪರಮಾತ್ಮರು ಅವು ಶಾಸ್ತ್ರೀಯ ಸಮರ್ಗಮ್ಯ ಪ್ರತ್ಯಕ್ಷದಿಂದ ಭೇದ ತಿಳ್ಕೊಳ್ಳಬಹುದು ಸತ್ಯತ್ವ ತಿಳ್ಕೊಳ್ಳಬಹುದು ಸರ್ವೋತ್ತಮನಾದ ಶ್ರೀಹರಿ ಎಂಬುದನ್ನು ಸಕಲ ವೇದಶಾಸ್ತ್ರಗಳ ಸಮನ್ವಯ ಮಾಡಿ ಬ್ರಹ್ಮಸೂತ್ರಗಳ ವ್ಯಾಖ್ಯಾನ ಮಾಡಿ ಶ್ರೀಹರಿಯೇ ಸರ್ವೋತ್ತಮ ಎಂಬುದನ್ನು ನಿರ್ದೇಶವಾದ ಅಪೌರುಷೀಯವಾದ ವೇದದ ಆಧಾರದಿಂದ ನಮಗೆ ದೃಢಪಡಿಸಿಕೊಡುವಂತಹ ದೊಡ್ಡ ಅನುಗ್ರಹ ಸರ್ವಮೂಲದ ಮುಖಾಂತರ ಸರ್ವಮೂಲದಲ್ಲಿ ನಾಲ್ಕು ಗ್ರಂಥಗಳು ಬ್ರಹ್ಮಸೂತ್ರಕ್ಕೆ ಸೂತ್ರಕ್ಕೆ ಪ್ರತಿಯೊಂದಕ್ಕೂ ಅರ್ಥ ಹೇಳಿದರು ಭಾಷ್ಯದಲ್ಲಿ ಅದು ಸಂಗ್ರಹವಾಗಿ ತಿಳ್ಕೊಳ್ಬೇಕು ಜ್ಞಾನಿಯವರನ್ನ ಎಲ್ಲ ಗುಪ್ತಗಳನ್ನು ಸಂಗ್ರಹ ಮಾಡಿ ಇಡೀ ಬ್ರಹ್ಮಸೂತ್ರದ ಪ್ರತಿಯೊಂದು ಅಧಿಕಾರದ ಯುಕ್ತಿ ಪೂರ್ವಪಕ್ಷ ಸಿದ್ಧಾಂತ ಯುಕ್ತಿ ಸಂಗ್ರಹ ಮಾಡಿ ತೋರಿಸಿದರು ಇನ್ನು ಒಟ್ಟು ಏನಪ್ಪ ಬ್ರಹ್ಮಸೂತ್ರದಲ್ಲಿ ಉಂಟು ತಿಳಿಯಲಿಕ್ಕೆ ಅನುಭಾಷ್ಯ ಮಾಡಿದರು ಇದರ ಬಗ್ಗೆ ವಿಮರ್ಶಾತ್ಮಕವಾಗಿ ಅದು ವ್ಯಾಖ್ಯಾನ ಮಾಡಿದರು ಬ್ರಹ್ಮಸೂತ್ರಕ್ಕೆ ಭಾಷ್ಯ ಜ್ಞಾನ ವಿವರಣ ಅನುಭಾಷ್ಯ ಮತ್ತು ಎಲ್ಲ ವಿಮರ್ಶಾತ್ಮಕವಾದ ಅದು ವ್ಯಾಖ್ಯಾನ ನಾಲ್ಕು ಗ್ರಂಥ ಭಗವದ್ಗೀತೆಗೆ ಸೂರ್ಯ ಚಂದ್ರನಂತೆ ಗೀತಾ ತಾತ್ಪರ್ಯ ಗೀತಾ ಭಾಷ್ಯ ಭಗವದ್ಗೀತೆಯನ್ನು ಸೂರ್ಯ ಚಂದ್ರನಿಂದ ವಸ್ತುವನ್ನು ಯಾವಾಗ ತಿಳ್ಕೊಳ್ಳುವಂತೆ ಗೀತಾ ಭಾಷ್ಯ ಗೀತಾ ತಾತ್ಪರ್ಯಗಳಿಂದ ಭಗವದ್ಗೀತೆಯ ಸಾರ ಇಡೀ ಪುರಾಣಗಳ ಬಗ್ಗೆ ಏನು ಗೊಂದಲ ಇದ್ದರು ರಾಮಾಯಣ ಮಹಾಭಾರತ ಭಾಗವತ ಮುಖ್ಯವಾಗಿ ಎಲ್ಲ ಗೊಂದಲಗಳಿಗೆ ಅವಕಾಶವಾಗದಂತೆ ಮಥನ ಮಾಡಿ ತತ್ವಜ್ಞಾನದ ಅಮೃತವನ್ನು ಪುರಾಣದ ಸಾರ ಏನು ಅದು ಸಂದೇಶ ಏನು ಎಂಬುದನ್ನು ಸ್ಪಷ್ಟಪಡಿಸಲು ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾಗವತ ತಾತ್ಪರ್ಯ ನಿರ್ಣಯ ಪುರಾಣಗಳ ಬಗ್ಗೆ ವೇದ ಉಪನಿಷತ್ತುಗಳ ಬಗ್ಗೆ ಹತ್ತು ಭಾಷೆಗಳು ಕರ್ಮ ನಿರ್ಣಯ ಮತ್ತು ಋಗುಭಾಷ್ಯ ಹನ್ನೆರಡು ಗ್ರಂಥಗಳಿಂದ ಉಪನಿಷತ್ತು ಮತ್ತು ವೇದಗಳ ಬಗ್ಗೆ ಹೀಗೆ ವೇದ ಉಪನಿಷತ್ತುಗಳ ಬಗ್ಗೆ ಭಗವದ್ಗೀತೆಯ ಬಗ್ಗೆ ಪುರಾಣಗಳ ಬಗ್ಗೆ ಬ್ರಹ್ಮಸೂತ್ರಗಳ ಬಗ್ಗೆ ಇಪ್ಪತ್ತು ಗ್ರಂಥಗಳಿಂದ ಎಲ್ಲ ಸಂದೇಹಗಳನ್ನು ಪರಿಹಾರ ಮಾಡಿ ಉಪನಿಷತ್ತು ವೇದ ಪುರಾಣಗಳು ಮತ್ತು ಭಗವದ್ಗೀತೆ ಬ್ರಹ್ಮಸೂತ್ರ ಎಲ್ಲರ ಬಗ್ಗೆ ಕೂಡ ಖಚಿತವಾದ ಜ್ಞಾನ ಬರುವಂತಹ ಗ್ರಂಥಗಳು ಇಷ್ಟು ಸಾರದು ನಿಮಗೆ ತತ್ವಜ್ಞಾನದಂತೆ ನಮ್ಮ ಆಚರಣೆ ಪೂಜೆಯ ಕರ್ಮಗಳು ಇದೆಲ್ಲ ಸರಿಯಾಗಿರಬೇಕು ಅದಕ್ಕಾಗಿ ಯತಿಗಳಿಗೆ ಯತಿ ಪ್ರಣವಕಲ್ಪ ಸಕಲರಿಗೂ ಸದಾಚಾರ ಸ್ಮೃತಿ ಆಮೇಲೆ ಜಯಂತಿ ನಿರ್ಣಯ ಮತ್ತು ತಂತ್ರಸಾರ ತಂತ್ರಸಾರ ಅದ್ಭುತ ಗ್ರಂಥ ಎಲ್ಲ ಮಂತ್ರಗಳು ದೇವಸ್ಥಾನದ ರಚನೆ ಹೇಗೆ ಮಾಡಬೇಕು ಅಲ್ಲಿ ಪ್ರತಿಷ್ಠಾಕ್ರಮ ಹೇಗೆ ಇಡೀ ನಮ್ಮ ಎಲ್ಲ ಕರ್ಮಾಂಗಗಳಿಗೆ ಸಂಬಂಧಪಟ್ಟ ಎಲ್ಲ ವಿಮರ್ಶೆ ಅಂತ ಚಿಕ್ಕ ತಂತ್ರಸಾರ ಅದ್ಭುತವಾದ ಗ್ರಂಥ ತಂತ್ರಸಾರ ಜಯಂತಿ ನಿರ್ಣಯ ಸದಾಚಾರ ಸ್ಮೃತಿ ಯತಿ ಪ್ರಣವಕಲ್ಪ ಇದರಿಂದ ನಮಗೆಲ್ಲರಿಗೂ ಕೂಡ ನಮಗೆ ಎರಡಬೇಕು ನಮ್ಮ ಹೃದಯ ನಿರ್ಮಾಣವಾಗಬೇಕಾಗಿದ್ದರೆ ಸಂಶಯ ಇರಬಾರದು ಮನಸ್ಸಿನಲ್ಲಿ ನಿಶ್ಚಯತೆ ಇರಬೇಕು ಹಾಗೆ ಮನಸ್ಸು ಕಲುಷಿತವಾಗಿರಬಾರದು ಕಲುಷಿತವಾದ ನೀರಲ್ಲಿ ಅಲೆ ತೆರೆಗಳ ನೀರಲ್ಲಿ ಸೂರ್ಯನ ಬಿಂಬಿಲ್ಲ ನಿಶ್ಚಲ ನಿಮ್ಮನ ಮನಸ್ಸಿನಲ್ಲಿ ಮಾತ್ರ ಸೂರ್ಯನ ಬಿಂಬ ಮೂಡುವಂತೆ ಭಗವಂತನ ಬಿಂಬ ನಮ್ಮ ಹೃದಯದಲ್ಲಿ ಮೂಡಬೇಕಾಗಿದೆ ಮನಸ್ಸು ನಿಶ್ಚಯವಾಗಿರಬೇಕು ನಿರ್ಮಲವಾಗಿರಬೇಕು ನಿಶ್ಚಯವಾಗಬೇಕಾಗಿದ್ದರೆ ಸಂಶಯ ಇರಬಾರದು ಜ್ಞಾನ ಪುಷ್ಟವಾದ ಖಚಿತ ಜ್ಞಾನ ಬೇಕು ಸಂಶಯ ಜನ ಇರಬಾರದು ನಿರ್ಮಲವಾಗಬೇಕಾಗಿದ್ದರೆ ರಾಗದ್ವೇಷಾಲೂ ಇರಬಾರದು ಕರ್ಮಾಚರಣೆಯಿಂದ ಮನಸ್ಸು ನಿರ್ಮಲ ರಾಗದ್ವೇಷಾದಿಗಳೆಲ್ಲ ಹೋಗಿ ಪಾಪವೆಲ್ಲ ಪರಿಹಾರವಾಗಿ ಮನಸ್ಸು ನಿರ್ಮಲವಾಗಬೇಕಾಗಿದ್ದರೆ ಸದ್ಧರ್ಮಾಚರಣೆ ನಿಶ್ಚಯವಾಗಬೇಕಾಗಿದ್ದರೆ ಅಧ್ಯಯನ ಜ್ಞಾನ ಸಂಪಾದನೆ ವಿದ್ಯಾ ಮತ್ತು ಕರ್ಮ ವಿದ್ಯೆಯಿಂದ ಮನಸ್ಸು ನಿಶ್ಚಲ ಕರ್ಮದಿಂದ ಮನಸ್ಸು ನಿರ್ಮಲ ನಿಶ್ಚಯ ನಿರ್ಮಲವಾದ ಮನಸ್ಸಿನಲ್ಲಿ ಸೂರ್ಯ ನಿಮ್ಮ ಭಗವಂತ ನಿಶ್ಚಯ ನಿರ್ಮಲವಾದ ನೀರಲ್ಲಿ ಸೂರ್ಯ ನಿಮ್ಮ ಮೂಡದಂತೆ ನಿಶ್ಚಯ ನಿರ್ಮಲವಾದ ಮನಸ್ಸಿನಲ್ಲಿ ಭಗವಂತನ ನಿಮ್ಮ ನೀಡಬಹುದು ಅದಕ್ಕಾಗಿ ನಿಶ್ಚಯವಾಗಿರಲು ಜ್ಞಾನವೇ ಸಂಶಯ ಪರಿಹಾರ ಮನಸ್ಸು ನಿರ್ಮಲವಾಗಬೇಕಾಗಿದ್ದರೆ ಸದಾಚರಣೆ ಬೇಕು ಅದಕ್ಕಾಗಿ ನಾಲ್ಕು ಗ್ರಂಥಗಳ ಮುಖಾಂತರ ನಮ್ಮ ಧಾರ್ಮಿಕ ಅನುಷ್ಠಾನ ಹೇಗಿರಬೇಕು ಅದನ್ನು ಕೂಡ ಸ್ಪಷ್ಟಪಡಿಸಿ ಕೊನೆಗೆ ಸ್ತೋತ್ರಗಳು ಪರಮಾತ್ಮ ಭಗವಂತನ ಭಕ್ತಿಯಿಂದ ಇದಿಷ್ಟರ ಫಲವಾಗಿ ಆ ಪರಮಾತ್ಮನ ಭಕ್ತಿಯಿಂದ ಸ್ತೋತ್ರ ಮಾಡುವ ದ್ವಾದಶ ಸ್ತೋತ್ರ ಯಮಕ ಭಾರತ ಮತ್ತೆ ಕಂದುಕ ಸ್ತುತಿ ನಕಸ್ತುತಿ ನಾಲ್ಕು ಸ್ತೋತ್ರಗಳು ಈ 38 ಗ್ರಂಥಗಳಿಂದ ಪರಿಪೂರ್ಣ ಮಾಡಿ ಅವರ ಪೂರ್ಣ ಪ್ರಜ್ಞರು ದಶಪ್ರಮತಿಗಳು ಪೂರ್ಣವಾದ ಜ್ಞಾನ ಸರ್ವೋಚ್ಚಕ್ಕೆ ಬೇಕಾದ ಅಗತ್ಯವಾದ ಜ್ಞಾನ ಎಲ್ಲವನ್ನು ಕೂಡ ಒದಗಿಸಿಕೊಟ್ಟ ಶ್ರೀಮದಾಚಾರ್ಯರ ಮಹಾ ಅನುಗ್ರಹವನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಅಂತಹ ದೊಡ್ಡ ಉಪಕಾರ ಈ 38 ಗ್ರಂಥಗಳ 37 ಸೇರಿದಾಗ ನಕಸ್ತುತಿ ಸೇರಿದಾಗ ಕನ್ನಡಸ್ತುತಿ ಸೇರಿದಾಗ 38 ಕನ್ನಡಸ್ತುತಿಯನ್ನು ಆಚಾರ್ಯರು ಪುರಾಶ್ರಮದಲ್ಲಿ ಮಾಡಿದ್ದು ಅದು ಬಿಟ್ಟಾಗ 37 ಇಂತಹ ಗ್ರಂಥಗಳಿಂದ ಸ್ತೋತ್ರ ಧರ್ಮಾನುಷ್ಠಾನ ಮತ್ತು ದಶಪ್ರಕರಣ ಮುಖಾಂತರ ವಾದ ಚಿಕ್ಕ ಚಿಕ್ಕ ರೀತಿಯಲ್ಲಿರುವ ಸಣ್ಣ ಸಣ್ಣ ಪ್ರಕರಣಗಳು ಕೊನೆಗೆ ತತ್ವೋದ್ಯೋತ ತತ್ವ ಹೇಳಿದ ಮುಖಾಂತರ ಆ ಜ್ಞಾನವನ್ನು ಮತ್ತಷ್ಟು ನಿರ್ಣೀಕರಿಸುವಂತಹ ದಶಪ್ರಕರಣ ಈ ಇಷ್ಟು ಗ್ರಂಥಗಳ ಮುಖಾಂತರ ಈ ಸಮಗ್ರ ಜ್ಞಾನವನ್ನು ನಮಗೆ ದಯಪಾಲಿಸಿದ ಶ್ರೀಮದಾಚಾರ್ಯರ ಸರ್ವ ಮೂಲ ನಾನು ಹೇಳುವುದಾಗಿದ್ದರೆ ಈ ಕಪಿಗಳೆಲ್ಲ ತ್ರೈತಾರಿಗಳಲ್ಲಿ ಆ ಇಂಗ್ಲೀಷ್ ಮಾನ್ಯನಿಂದ ಮೂರ್ಛಿತನಾಗಿ ಬಿದ್ದು ಬಿದ್ದಾಗ ಆಂಜನೇಯ ಒಂದು ಕೈಯಿಂದ ಬೆಟ್ಟ ತನ್ನ ಸಂಜೀವನಿ ಪರ್ವತ ಬೆಟ್ಟ ತನ್ನ ಮೂರ್ಛಿತನಾದ ಕಪಿಗಳೆಲ್ಲ ಎದ್ದು ನಿಂತರು ಹಾಗೆ ಕಲಿಯುಗದಲ್ಲಿ ಈ ಆ ಇಂಗ್ಲೀಷ್ ಮಾನ್ಯವಲ್ಲ ವಿಪರೀತ ಜ್ಞಾನಿಗಳ ಮಾನ್ಯನಿಂದ ಸಜ್ಜನೆಯ ಮೂರ್ಛಿತರಾಗಿ ಬಿದ್ದಿದ್ದಾರೆ ಅವರನ್ನೆಲ್ಲ ಎತ್ತರಿಸಬೇಕು ಎದ್ದಿಸಬೇಕು ಅದಕ್ಕಾಗಿ ಸಂಜೀವನ ಪರ್ವತ ಅಂದರೆ ಶ್ರೀಮದಾಚಾರ್ಯರ ಸರ್ವ ಮೂಲ ಸಂಜೀವನ ಪರ್ವತ ಅಂತ ಬೆಟ್ಟ ಅದರ ಮುಖಾಂತರ ಸಜ್ಜನರೆಲ್ಲ ಆ ಮಾಯನೆಯನ್ನು ಕಂಡು ಮೂರ್ಛಿತರಾದವರೆಲ್ಲ ಮೇಲಕ್ಕೆ ಎತ್ತರಗೊಳ್ಳುವಂತಹ ದೊಡ್ಡ ಅನುಗ್ರಹ ಶ್ರೀಮದಾಚಾರ್ಯರ ಸರ್ವ ಮೂಲ ಗ್ರಂಥ ಅಂತ ದೊಡ್ಡ ಕೊಡುಗೆಯನ್ನು ಆಚಾರ್ಯರು ನೀಡಿದ್ದಾರೆ ಆ ಸರ್ವ ಮೂಲ ಗ್ರಂಥದ ಪ್ರವಚನ ನಮ್ಮ ಪೂರ್ಣ ಪ್ರಜ್ಞೆ ವಿದ್ಯಾರ್ಥಿಗಳಿಗೆ ಎಷ್ಟು ದಿವಸ 41 ದಿನಗಳವರೆಗೆ ನಮ್ಮ ಪ್ರಬಂಧನಾಚಾರ್ಯರು ಅದನ್ನು ನಡೆಸಿದ್ದಾರೆ ಎಂದರೆ ನಾವು ಎಲ್ಲ ಇವರೆಲ್ಲ ಉತ್ತರಪಡಿಸಿ ಬಂದಿದ್ದಾರೆ ಅಂತ ನಮ್ಮ ಮುರಳಿಯವರು ಮತ್ತು ರಂಗನಾಥವರ ಒತ್ತಾಯದಿಂದ ಒಟ್ಟಾಗಿ ಬರೋದಲ್ಲ ನಮ್ಮ ವಿದ್ಯಾರ್ಥಿಗಳಲ್ಲಿ ನಡೆಯುವಂತಹ ಈ ಒಂದು ಪವಿತ್ರ ಯಜ್ಞದಲ್ಲಿ ನಾವಾಗಿಯೇ ಬರೆಯಬೇಕಾದದ್ದು ಆದ್ದರಿಂದ ನಮಗೆ ಬರಬೇಕಾದ ಇಚ್ಛೆ ಇತ್ತು ಆದರೆ ಅನೇಕ ನಿರ್ಬಂಧಗಳು ಒಂದು ಪ್ರಚೋದನೆಯಾಗಿ ನಾವು ನಮ್ಮೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಿದ್ದರೂ ಕೂಡ ಒದಗಿರಿಸಿ ನಮ್ಮ ವಿದ್ಯಾರ್ಥಿ ಚರ್ಚೆಯಲ್ಲಿ ದೊಡ್ಡ ಒಂದು ಗೌರವದ ಒಂದು ಅಭಿಮಾನದ ಕಾರ್ಯಕ್ರಮ ಪೂರ್ಣ ಪ್ರಜ್ಞೆ ವಿದ್ಯಾಪೀಠದಲ್ಲಿ ಇಷ್ಟು ಸಹಸ್ರಾರು ಶ್ರೋತೃಗಳ ಮೇಲೆ ಸರ್ವ ಮೂಲ ಪ್ರವಚನ ನಡೆಯುತ್ತೆ ಎನ್ನುವುದು ನಮ್ಮ ವಿದ್ಯಾಪೀಠಕ್ಕೆ ಒಂದು ಹೆಮ್ಮೆಯ ಸಂಗತಿಯಾಗಿದೆ ವಿದ್ಯಾಪೀಠ ಅಭಿಮಾನವಾಗಿದ್ದು ಸಾರ್ಥಕವಾಗಲಿಕ್ಕೆ ಅವಕಾಶವಾಗುವಂತಹ ಸರ್ವ ಮೂಲ ಪ್ರವಚನ ಇಷ್ಟು ದಿನಗಳವರೆಗೆ ನಡೆದು ಇಷ್ಟು ಶ್ರೋತೃಗಳು ಇಷ್ಟು ವಿಶ್ವಾಸದಿಂದ ಭಕ್ತಿಯಿಂದ ಬಂದದ್ದು ಅದೊಂದು ಐತಿಹಾಸಿಕ ಒಂದು ಕಾರ್ಯ ಪೂರ್ಣ ಪ್ರಜ್ಞೆ ವಿದ್ಯಾಪೀಠದ ಸರ್ವ ಪ್ರವಚನ ನಮ್ಮ ಪ್ರಧಾನಾಚಾರ್ಯರ ನೇತೃತ್ವದಲ್ಲಿ ಇದು ನಡೆದಿದೆ ಅಂತ ದೊಡ್ಡ ಐತಿಹಾಸಿಕವಾದ ಆಚಾರ್ಯರ ಸೇವೆಯನ್ನು ಪ್ರಧಾನಾಚಾರ್ಯರು ನಡೆಸಿ ನಮ್ಮನ್ನೆಲ್ಲ ಸಂತೋಷಪಡಿಸಿದ್ದಾರೆ ಮತ್ತಷ್ಟು ಆ ಜ್ಞಾನ ಜಾಗೃತಿ ಈ ಬೆಂಗಳೂರು ನಗರದಲ್ಲಿ ನಿರ್ಮಾಣವಾಗುವಂತಹ ಈ ದೊಡ್ಡ ಕಾರ್ಯಕ್ಕಾಗಿ ಅವರನ್ನು ಹೃತ್ಪೂರ್ವಕವಾಗಿ ನಾವು ಅಭಿನಂದಿಸ್ತಾ ಇದ್ದೇವೆ ಇವತ್ತವರೆಗೆ ಚಿನ್ನದ ಒಂದು ಕಡಗವನ್ನು ಭಕ್ತರು ಅರ್ಪಿಸಿದ್ದಾರೆ ಇದರ ಅರ್ಥ ಒಂದು ಕಂಕಣ ಬದ್ಧರು ಅಂದರೆ ಆಚಾರ್ಯರ ಸಿದ್ಧಾಂತ ಪ್ರವಚನ ಕಾಲದಲ್ಲಿ ಕಂಕಣ ಬದ್ಧರು ಇದು ಆಚಾರ್ಯರ ಸಿದ್ಧಾಂತದ ಚಿನ್ನ ಬಂಗಾರ ಬಂಗಾರದಂತೆ ಚಿನ್ನದ ಯಾವ ದೇಶ ಅಂತ ಸಿದ್ಧಾಂತ ಪ್ರವಚನದಲ್ಲಿ ಕಂಕಣ ಬದ್ಧರುವುದಕ್ಕೋಸ್ಕರ ಚಿನ್ನದ ಕಂಕಣವನ್ನು ಎಲ್ಲ ವಿಜ್ಞಾಪನೆಯು ಅವರಿಗೆ ಅರ್ಪಿಸಿದ್ದಾರೆ ಅದೇ ರೀತಿ ನಿರಂತರವಾಗಿ ಅಂತ ಕಾರ್ಯ ನಡೆಯಲಿ ಎಂಬುದಾಗಿ ನಾವು ವಾಸಿಸಿ ಆಗಮಿಸಿದ ಸಕಲ ಭಕ್ತರಿಗೂ ಕೂಡ ವಿಶೇಷವಾಗಿ ಅನಿವಾರ್ಯ ಅನುಗ್ರಹವಾಗಿ ಪೂರ್ಣ ಪ್ರಜ್ಞೆ ವಿದ್ಯಾಪೀಠದಲ್ಲಿ ಇಂತಹ ಜ್ಞಾನ ಕಾರ್ಯ ನಿರಂತರ ನಡೆಯಲಿ ಎಂಬುದಾಗಿ ಆಶಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.
ಪೂಜ್ಯ ಶ್ರೀಪಾದಂಗಳವರ ದೃಷ್ಟಾಂತ,
ದ್ವೈತ ಅದ್ವೈತ ವಿಶಿಷ್ಟಾದ್ವೈತಗಳ ಸಿದ್ಧಾಂತವನ್ನ